ಅಖಿಲ ಶಕ್ತಿ ಸರಸ್ವಧಾಂ ಅನ್ಯಾಂಶ್ಚ ಹಸ್ತಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಆನಿದ್ಯಾ ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೀಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಲಸತು ಶ್ರೀಮದಾನಂದ ತೀರ್ಥೇಂದ್ರನೋ ಹೃದಂಬರೇ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ನಿಗೃಂತತಿ. ವಾಡಿತೇ ಕರವಾಣ್ಯಂಬ ಚರಣೋ ಹೃದಿ ಸರ್ವದಾ ಮದ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಕ ಹರಾಯ ಭಜಕಾನಿಷ್ಟ ಹರಾಯ ಪುರವೈರಿಣೇ ಭವಾಯ ಭವತೇ ಭೂಯಾತ್ ಶಿವಾಯ ಶಿರಸಾ ನಮಃ. ಉಮೇಶಾದ್ಯಾ ಸುರಾವೋಹಂ ವೀಡೇ ಚೇತೋಭಿಮಾನಿನಃ ಯೂಯಂ ಸರ್ವೇ ಪ್ರಕುರುತ ಮನೋಮೇ ಮಧ್ವಭಾವಕಂ. ಶ್ರೀಬದ್ಧ ಕಲ್ಪವೃಕ್ಷಸ್ತು ಜಯಾರ್ಯ ಕಾಮಸುಸ್ಮೃತ ಚಿಂತಾಮಣಿಸ್ತು ವ್ಯಾಸಾರ್ಯ ಮುನಿತ್ರಯ ಮುದಾಹೃತಂ. ವಾದಿರಾಜಗುರೂನ್ ವಂದೇ ರಘೋತ್ತಮ ಗುರೂನ್ ತಥಾ ರಾಘವೇಂದ್ರಾನ್ ತಥಾ ಸರ್ವಾನ್ ಸದ್ಗುರೂನ್ ಪ್ರಣತೋಸ್ಮೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಲರ್ನಿಂಗ್ ಫ್ರಮ್ ದಿ 24 ಗುರುಸ್, 24 ಗುರುಗಳಿಂದ ಕಲಿಯತಕ್ಕಂಥ ವಿಚಾರಗಳು. ಇದು ಶ್ರೀಮದ್ ಭಾಗವತ ಪುರಾಣದ ಒಂದು ಭಾಗ. ಭಾಗವತ ಪುರಾಣದಲ್ಲಿ ಒಟ್ಟು 12 ಸ್ಕಂದಗಳು, ಅದರಲ್ಲಿ 11ನೇ ಸ್ಕಂದಕ್ಕೆ ಏಕಾದಶ ಸ್ಕಂಧ. ಅದು ಬಹಳ ಮುಖ್ಯವಾಗಿ ಉಪದೇಶಪರವಾದಂಥ ಸ್ಕಂಧ. ಉಳಿದ 11 ಸ್ಕಂದಗಳಲ್ಲಿ ವಿಶೇಷವಾಗಿ ಕಥೆಗಳು, ಮಧ್ಯ ತತ್ವಗಳು ಬಂದರೆ ಏಕಾದಶ ಸ್ಕಂದ ಎಕ್ಸ್ಕ್ಲೂಸಿವ್ಲಿ ತತ್ವ ನಿರೂಪಣೆಗೆ ಹೊರಟಿರತಕ್ಕಂಥ ಸ್ಕಂದ. ಅದರಲ್ಲಿ 2 ಭಾಗಗಳು. ಒಂದು ಭಾಗ ವಸುದೇವನಿಗೆ ನಾರದ ಮುನಿಗಳು ಮಾಡ್ತಕ್ಕಂಥ ಉಪದೇಶದ ಭಾಗ. ಇನ್ನೊಂದು ಸ್ವತಃ ಭಗವಂತನಾದ ಕೃಷ್ಣ ಉದ್ಧವನಿಗೆ ಉಪದೇಶ ಮಾಡ್ತಕ್ಕಂಥ ಭಾಗ. 2 ಭಾಗದಲ್ಲಿ ಇಡೀ ಭಗವದ್ಗೀತೆ ಹಾಗೂ ಮತ್ತೊಂದು ಭಗವದ್ಗೀತೆ. ಅದು ಶ್ರೀಕೃಷ್ಣ ಪರಮಾತ್ಮ ಅರ್ಜುನ ಹೇಳಿದರೆ ಅದೇ ಶ್ರೀಕೃಷ್ಣ ಪರಮಾತ್ಮ ಉದ್ಧವನಿಗೆ ಹೇಳ್ತಕ್ಕಂಥ ಭಾಗ ಉದ್ಧವ ಗೀತ ಅಂತಲೂ ಇದಕ್ಕೆ ಹೆಸರು. 2ನೇ ಭಾಗ ಉದ್ಧವ ಗೀತ ಅಂತ ಕರೀತಾರೆ. ಮೊದಲನೇ ಭಾಗಕ್ಕೆ ಜಾಯಂತೇಯ ಉಪಾಖ್ಯಾನ ಅಂತ ಹೆಸರು. 9 ಜನಗಳ ಕಥೆಯ ಮೂಲಕ ನಾರದರು ವಸುದೇವನಿಗೆ ತತ್ವವನ್ನು ಹೇಳ್ತಾರೆ. ಇದು ಕೃಷ್ಣ ಪರಮಾತ್ಮ ಉದ್ಧವರಿಗೆ ಅವಧೂತ ಗೀತ ಅಂತ, ಅದಕ್ಕೆ ಸಬ್ ಹೆಡ್ಡಿಂಗ್ ಉದ್ಧವ ಗೀತ, ಸಬ್ ಹೆಡ್ಡಿಂಗ್ ಅವಧೂತ ಗೀತ. ಪ್ರಸಂಗ ಬಂದಿದ್ದ ಯಾವಾಗ ಭಗವಂತನಾದ ಕೃಷ್ಣ ತಾನೇನು ದೇವತೆಗಳಿಂದ ಪ್ರಾರ್ಥಿತನಾಗಿ ಭೂಭಾರಹರಣಕ್ಕೋಸ್ಕರ ಅವತಾರವನ್ನು ಮಾಡಿದ, ಆ ಕಾರ್ಯವನ್ನು ಮುಗಿಸಿದ. ಕೃಷ್ಣ ಪರಮಾತ್ಮ ಒಟ್ಟು ಭೂಲೋಕದಲ್ಲಿ ಕಾಣಿಸಿದ್ದ ಎಷ್ಟು ವರ್ಷಗಳ ಕಾಲ ಗೊತ್ತೇನು? 106 ವರ್ಷಗಳ ಕಾಲ, 106.5 ವರ್ಷಗಳ ಕಾಲ. ಧರ್ಮರಾಜ ಇದ್ದಿದ್ದು 108 ವರ್ಷಗಳ ಕಾಲ. ಭೀಮಸೇನ 107 ವರ್ಷಗಳ ಕಾಲ. ಕೃಷ್ಣ ಪರಮಾತ್ಮ 106.5 ವರ್ಷಗಳ ಕಾಲ. ಇವತ್ತು ಎಲ್ಲ ಸಂಶೋಧಕರು ತಪ್ಪ ಲೆಕ್ಕ ಹಾಕಿದ್ದಾರೆ ಅದನ್ನು. 125 ವರ್ಷ ಅಂತ ಲೆಕ್ಕ ಹಾಕ್ಕೊಂಡು ಎಲ್ಲ ಕೌಂಟ್ ಮಾಡಿ ತಪ್ಪಾಗುತ್ತೆ ಲೆಕ್ಕ. 125 ವರ್ಷ, 106.5 ವರ್ಷಗಳ ಕಾಲ ಕೃಷ್ಣ ಪರಮಾತ್ಮ ಭೂಲೋಕದಲ್ಲಿ ಕಾಣಿಸಿತ್ತು. ಇನ್ನು 2 ವರ್ಷ 4 ತಿಂಗಳು ಬಾಕಿ ಇರುತ್ತೆ ಅವತಾರ ಮುಗಿಸಿ ಹೊರಡಬೇಕಾದ್ರೆ. ಆಗ ಬ್ರಹ್ಮಾದಿ ದೇವತೆಗಳು ಬಂದು ಕೃಷ್ಣನನ್ನು ಮತ್ತೆ ಪ್ರಾರ್ಥನೆ ಮಾಡ್ತಾರೆ. ಅವತಾರ ಕಾರ್ಯ ಮುಗಿದಿದೆ, ದಯವಿಟ್ಟು ವಾಪಸ್ ಪರಂಧಾಮಕ್ಕೆ ತೆರಳಬೇಕು, ನಮ್ಮ ಪ್ರಾರ್ಥನೆ ಅಂತ ಹೇಳಿದಾಗ, ಆಗ ಭಗವಂತನಾದ ಕೃಷ್ಣ ಅಲ್ಲಿಂದ ಎಲ್ಲ ಯಾದವರನ್ನು ಕೂಡ ಪ್ರವಾಸಕ್ಕೆ ಹೋಗೋಣ ಅಂತ ಹೇಳಿದ್ದಾರೆ. ಆ ಸೂಚನೆ ಕಂಡಂಥ ಉದ್ಧವರು ಕೃಷ್ಣನ ಹತ್ರ ಬಂದು ಪ್ರಾರ್ಥನೆ ಮಾಡ್ಕೋತಾರೆ. ಓಹೋ, ಈ ಅವತಾರ ಕಾರ್ಯ ಮುಗಿಸ್ತಾ ಇದ್ದಾನೆ ಕೃಷ್ಣ, ಪರಂಧಾಮ ಹೊರಡ್ತಾ ಇದ್ದಾನೆ ಅಂತ ಬಂದು ಪ್ರಾರ್ಥನೆ ಮಾಡ್ತಾನೆ ಕೃಷ್ಣನನ್ನು. ತ್ವಯೋಪಭುಕ್ತ ಸೃಗ್ಗಂಧ ವಾಸೋಲಂಕಾರ ಚರ್ಚಿತಾಹ ಉಚ್ಛಿಷ್ಟ ಭೋಜಿನೋ ದಾಸಾಹ ತವ ಮಾಯಾಂ ಜಯೇಮಹಿ. ಕೃಷ್ಣ, ನಿನ್ನ ಬಿಟ್ಟಲ್ಲಕ್ಕೆ ನನ್ನ ಕೈಯಲ್ಲಿ ಆಗೋದಿಲ್ಲ. ನಿನಗೆ ಸಂಬಂಧಪಟ್ಟ ಪ್ರತಿಯೊಂದು ನಮಗೆ ತಾರಕ, ಸಂಸಾರದಿಂದ ಮೋಚಕ. ಇಂಥ ನಿನ್ನನ್ನು ಬಿಟ್ಟಲ್ಲ ಕೈಯಲ್ಲಿ ಆಗೋದಿಲ್ಲ. ಅದಕ್ಕೆ ಸ್ವಧಾಮ ನಯಮಾಮಪಿ, ನನ್ನನ್ನು ನಿನ್ನ ಜೊತೆಗೆ ಕರ್ಕೊಂಡು ಹೋಗು, ಬರ್ತೇನೆ ಅಂತ ಹೇಳಿದಾಗ ಕೃಷ್ಣ ಹೇಳ್ತಾನೆ, ಅದೇ ಉದ್ಧವ ನನ್ನ ಜೊತೆ ಬರಕೂಡುದು, ಈಗ ನಾನು ಪರಂಧಾಮಕ್ಕೆ ಹೋದ್ಮೇಲೆ ಇನ್ನೂ ಇರಬೇಕು, ಇಲ್ಲೇನೆ 3 ವರ್ಷ ಇರಬೇಕು. ಆಮೇಲೆ ನೀನು ಇಲ್ಲಿಂದ ಮುಂದೆ ಹೋದರೆ ಬದರಿ ಹತ್ತಿರ ಕಲಾಪ ಅಂತ ಒಂದು ಗ್ರಾಮ ಇದೆ, ಅಲ್ಲಿ ಇದ್ದು ಅಲ್ಲಿ ಜನಗಳಿಗೆ ತತ್ವಬೋಧೆಯನ್ನು ಮಾಡಬೇಕು, ಆಮೇಲೆ ನೀನು ಬರಬೇಕು, ಅಲ್ಲಿವರು ಇರಬೇಕು ಅಂತ ಹೇಳಿದಾಗ ಉದ್ಧವ ಪ್ರಾರ್ಥನೆ ಮಾಡ್ತಾರೆ. ಕೃಷ್ಣ, ಹಾಗಿದ್ರೆ ನನಗೆ ತತ್ವಬೋಧೆಯನ್ನು ಮಾಡು, ಅವರೇ ನಾನು ಮಾಡಬೇಕಾದ್ರೆ ನನಗೆ ಜ್ಞಾನ ಬೇಕಲ್ಲ, ಅದನ್ನು ನೀನು ಕೊಡು ಅಂತ ಹೇಳಿದಾಗ ಕೃಷ್ಣ ಪರ್ವತ ಉಪದೇಶವನ್ನು ಪ್ರಾರಂಭ ಮಾಡ್ತಾನೆ. ಅಲ್ಲಿಯಿಂದ ಪ್ರಾರಂಭವಾಗತಕ್ಕಂಥ ಘಟ್ಟ ಇದು. ಇದು ಕಾಂಟೆಕ್ಸ್ಟ್, ಇದು ಕೃಷ್ಣನ ಸಂದೇಶ. ಅದು ಯುದ್ಧದಲ್ಲಿ ಕೊಟ್ಟ ಸಂದೇಶ, ಇದು ಪರಂಧಾಮ ಹೋಗೋದಕ್ಕಿಂತ ಮುಂಚೆ ಕೊಟ್ಟ ಸಂದೇಶ. ಅದರಲ್ಲಿ ಒಂದು ಘಟ್ಟ ಪ್ರಾರ್ಥನೆ ಮಾಡಿದಾಗ ತುಂಬ ತತ್ವ ತಿಳಿಸು ಅಂತ ಹೇಳಿದ ತಕ್ಷಣ ಕೃಷ್ಣ ಹೇಳ್ತಾನೆ, ಅತ್ರಾಪಿ ಉದಾಹರಂತೀಮಂ ಇತಿಹಾಸಂ ಪುರಾತನಂ ಅವಧೂತಸ್ಯ ಸಂವಾದಂ ಯದೋರಮಿತ ತೇಜಸಃ. ನಮ್ಮ ಪೂರ್ವಜರಲ್ಲಿ ಕೃಷ್ಣ ಅವತಾರ ಮಾಡಿ ಯದುವಂಶದೊಳಗೆ, ಯದುವಂಶದ ಮೂಲ ಪುರುಷ ಯದುವೆ. ಆತ ಒಂದು ಸತ್ ಸಂಚಾರ ಮಾಡ್ತಾ ಮಾಡ್ತಾ ಒಬ್ಬ ಅವಧೂತರನ್ನು ಕಾಣ್ತಾನೆ. ಅವಧೂತರು ಅಂದರೆ ಈ ಕಡೆಗೆ ಬ್ರಹ್ಮಚಾರಿಗಳಲ್ಲ, ಗೃಹಸ್ಥರಲ್ಲ, ವಾನಪ್ರಸ್ಥರಲ್ಲ, ಯತಿಗಳಲ್ಲ, ವಿಶಿಷ್ಟವಾದ ಐದನೇ ಒಂದು ಹಂತ ಅದು ಅವಧೂತರು. ನೋಡೋದಕ್ಕೆ ಅವರು ಸಾಮಾನ್ಯರಿದ್ದಾಗಿರ್ತಾರೆ, ಬೂದಿ ಮುಚ್ಚದ ಗೆಂಡದಂತಿಪ್ಪರು ಆಗಿರ್ತಾರೆ, ಗೊತ್ತೇ ಸಿಗೋದಿಲ್ಲ ಆಗಿರ್ತಾರೆ, ಹುಚ್ಚರೋ ಬೆಪ್ಪರೋ ಇದ್ದಾಗಿರ್ತಾರೆ, ಒಳ್ಳೆ ಬ್ರಹ್ಮಜ್ಞಾನಿಗಳು ಜಡಭರ್ತಾ ಇದ್ದಾಗಿರ್ತಾರೆ, ಅದು ಅವಧೂತ ಜರಿ ಅಂತ ಕರೀತಾರೆ. ಅಂಥವ್ರನ್ನ ಕಾಣ್ತಾನೆ, ಕಂಡು ಬಹಳ ಆಶ್ಚರ್ಯ ಪಡ್ತಾನೆ ಅವಧೂತ ರಾಜ. ಯಾರೋ ಯದುರಾಜ ಹೇಳ್ತಾನೆ, ಅವಧೂತಂ ದ್ವಿಜಂ ಕಂಚಿತ್ ಚರಂತಮಕುತೋ ಭಯಂ ಕವಿಂ ನಿರೀಕ್ಷೆ ನಿಪುಣಂ ಯದುಪ್ರಚ್ಛ ಧರ್ಮವಿದ. ಒಳ್ಳೆ ಆತನ ಮುಖದಲ್ಲಿ ಒಳ್ಳೆ ವರ್ಚಸ್ ಇರುತ್ತೆ, ನಿಶ್ಚಿಂತೆಯಾಗಿರ್ತಾನೆ, ನೆಮ್ಮದಿಯಿಂದ ವಾಸ ಮಾಡ್ತಿರ್ತಾನೆ. ಅದನ್ನು ಕಂಡು ಆಶ್ಚರ್ಯವಾಗುತ್ತೆ, ಸ್ವಾಮಿ ಏನಿದು, ಕುತೋ ಬುದ್ಧಿರಿಯಂ ಬ್ರಹ್ಮನ್ನ ಕರ್ತುಸ್ತೇ ವಿಶಾರದ ಯಾಮಾಸಾಧ್ಯ ಭವಾನ್ ಲೋಕಾನ್ ವಿದ್ವಾಂಚರತಿ ಬಾಲವತ್. ಮಕ್ಕಳು ಮುಗ್ಧರು, ಸುತ್ತಮುತ್ತ ಏನಾಗ್ತಿದ್ರು ತಂಪಾಡಿ ತಾವು ಇದ್ದು ಬಿಡ್ತಾರೆ, ಆ ಕಡೆ ಗಮನ ಕೊಡೋದಿಲ್ಲ, ತಂಪಾಯಿತು ತಂಪಾಡಾಯ್ತು ಅಷ್ಟೇ. ಮಕ್ಕಳು ಹೇಗಿರ್ತಾರೋ ಜ್ಞಾನಿಗಳು ಹಾಗಿರ್ತಾರೆ, ಮಕ್ಕಳು ತಿಳುವಳಿಕೆ ಇಲ್ಲದೆ ಆಗಿರ್ತಾರೆ, ಜ್ಞಾನಿಗಳು ತಿಳುವಳಿಕೆ ಇದ್ದ ಹಾಗಿರ್ತಾರೆ, ಇಷ್ಟೇ ಡಿಫರೆನ್ಸ್ ಜ್ಞಾನಿಗಳಿಗೂ ಮಕ್ಕಳಿಗೂ ಅಂದರೆ ಅಷ್ಟೇ ವ್ಯತ್ಯಾಸ. ಆ ಮಗು ಬುದ್ಧಿ ಅಂತ ಕರೀತಾರಲ್ಲ ಹಾಗೆ, ಬಟ್ ಮೆಚ್ಯೂರಿಟಿಯಿಂದ ಮಗು ಬುದ್ಧಿ ಆದರೆ ಡೇಂಜರಸ್ ಅದು, ಅದಿರಬಾರ್ದು. ಅವನು ಮೆಚ್ಯೂರಿಟಿನೇ ಬಂದಿಲ್ಲ ಅಂತ ಆಗಿಬಿಡುತ್ತೆ, ಅದಿರಬಾರ್ದು. ಟೋಟ್ ಹೈಲಿ ಮೆಚ್ಯೂರ್ಡ್ ಅವ್ರು ಹೇಗಿರ್ತಾರೆ, ಬಾಲವತ್ತಿರ್ತಾರೆ. ಜಗತ್ ಹೇಗಿದ್ದಾರೆ ಗೊತ್ತಾ, ಪ್ರಾಯೋ ಧರ್ಮಾರ್ಥ ಕಾಮೇಶು ವಿವಿತ್ಸಾಯಾಂಚ ಮಾನವಾಹ ಹೇತುನೈವ ಸಮೀಹಂತೆ ಆಯುಷೋ ಯಶಸ ಶ್ರೇಯ. ತುಂಬ ಜನಗಳು ಧರ್ಮ ಅರ್ಥ ಕಾಮ, ಪುರುಷಾರ್ಥಗಳು ನಾಲ್ಕು, ಧರ್ಮ ಅರ್ಥ ಕಾಮ ಮತ್ತು ಮೋಕ್ಷ. ಅದರಲ್ಲಿ ಮೂರು ಹೆಚ್ಚು ಜನಕ್ಕೆ ಬೇಕಾದ ಮೂರೇ, ಮೋಕ್ಷದ ಯೋಚನೆ ಮಾಡೋದೇ ಇಲ್ಲ, ಧರ್ಮ ಅರ್ಥ ಕಾಮ ಅಷ್ಟೇ. ಹೇತುನೈವ ಸಮೀಹಂತೆ ಆಯುಷೋ ಯಶಸ ಶ್ರೇಯ, ಅವರ ಆಯುಷ್ಯ ಕೀರ್ತಿ ಎಲ್ಲವನ್ನೂ ಕೂಡ ಆಯುಷ್ಯ ವ್ಯಯ ಮಾಡಿಕೊಂಡು ಯಾವುದಕ್ಕೋ ಪ್ರಯತ್ನ ಪಡ್ತಾರೆ, ಮುಖ್ಯ ಗುರಿನೇ ಮರೆತು ಬಿಡ್ತಾರೆ. ಆದರೆ ನೀವು ಹೇಗಿದ್ದೀರಿ, ತಂತು ಕಲ್ಪಃ ಕವಿರ್ ದಕ್ಷ ಸುಭಗೋ ಅಮೃತ ಭಾಷಣ ನಕರ್ತು ಮೀಹಸೇ ಕಿಂಚಿತ್ ಜಡ ಉನ್ಮತ್ತ ಪಿಶಾಚವತ್. ತಂತು ಕಲ್ಪಃ ಒಳ್ಳೆ ಸಮರ್ಥನಾಗಿದ್ದೀರಿ, ಕವಿ ಜ್ಞಾನಿಗಳಾಗಿದ್ದೀರಿ, ದಕ್ಷ ಎಫಿಷಿಯೆಂಟ್, ಸುಭಗ ನೋಡ್ಲಿಕ್ಕೆ ಒಳ್ಳೆ ಆಕರ್ಷಕವಾಗಿದ್ದೀರಿ, ಅಮೃತ ಭಾಷಣ ಮಾತಾಡಿದರೆ ಅಮೃತ ಇದ್ದಾಗಿರ್ಬೇಕು ಅಂತ ಮಾತಾಡ್ತೀನಿ. ನಕರ್ತುಂ ಇಹಸೇ ಕಿಂಚಿತ್ ಜಡ ಉನ್ಮತ್ತ ಪಿಶಾಚವತ್. ಲೋಕದ ಕಣ್ಣಿ ಮಾತ್ರ ಒಳ್ಳೆ ಜಡ ಕಂಡ ಕಾಣ್ತೀರಿ, ಉನ್ನ ಹುಚ್ಚರ ಕಂಡ ಕಾಣ್ತೀರಿ. ಇದೇನಿದು, ಜನೇಷು ದಹ್ಯಮಾನೇಷು ಕಾಮ ಲೋಭ ದವಾಗ್ನಿನ ನ ತಪ್ಯಸೇ ಅಗ್ನಿನ ಮುಕ್ತ ಗಂಗಾಂಭಸ್ತ ಇವದ್ವೀಪ. ಸುತ್ತಮುತ್ತಿನ ಜನ ಹೇಗಿದ್ದಾರೆ ಅಂದರೆ ಕಾಡಿಗಿಚ್ಚು ಬಂದಿದೆ, ಎಲ್ಲ ಜನ ಒದ್ದಾಡ್ತಿದ್ದಾರೆ ಒಂದೇ ಸಮನೆ ಹೋ ಅಂತ ಇದ್ದಾರೆ. ನೀವು ಮಾತ್ರ ಹೇಗಿದ್ದೀರಿ ಗೊತ್ತ, ಆರಾಮಾಗಿದ್ದೀರಿ. ಹೇಗೆ ಅಂದರೆ ಸುತ್ತ ಬೆಂಕಿ, ಒಂದು ಆನೆ ಇದೆ, ಅದು ಆನೆ ಆರಾಮಾಗಿದೆ, ಎಲ್ಲಿದೆ ಗೊತ್ತ, ಅದು ನೀರೊಳಗಿದೆ, ಅದು ಗಂಗಾ ನೀರಿನೊಳಗಿದೆ, ಗಾಡಿ ಸೇಫ್, ಅದು ಯಾತಕ್ಕೆ ಗಾಡಿಗೆ ಬೆಂಕಿ ಬರೋ ಚಾನ್ಸೇ ಇಲ್ಲ ಹೊತ್ತಾನೆ. ಮತ್ತು ಪ್ಯೂರ್ ಗಂಗಾ ನೀರು ಅಂದರೆ ಬರೀ ಯಾವುದು ಕೊಳಕ್ ನೀರಾದರೆ ಡೇಂಜರಸ್ ಇದೆ, ಗಂಗಾ ನೀರಾದ್ರಿಂದ ಪ್ಯೂರೆಸ್ಟ್ ವಾಟರ್. ಇಲ್ಲಿ ಪ್ಯೂರೆಸ್ಟ್ ವಾಟರು, ಅಲ್ಲಿ ನೋಡಿದರೆ ಭಯಾನಕವಾದ ಫೈರ್. ಅದು ಅಂದರೆ ವಾಟರ್ನಲ್ಲಿರೋನು ಫೈರ್ಗೆ ಹಾಕಿ ಅದರೋದಿಲ್ವೋ, ನೀವು ಹಾಗಿದ್ದೀರಲ್ಲ ಏನು ಅಂತ ಕೇಳಿದ್ದೆ. ಇದು ಬಹಳ ಅಪೂರ್ವವಾದ ಮಾತು, ಇದು ಗಂಗಾಂಭಸ್ತ ಇವ ದ್ವೀಪ, ಒಳ್ಳೆ ದೃಷ್ಟಾಂತ ಇದು. ಗಂಗಾ ನೀರಿನೊಳಗಿರ್ತಕ್ಕಂಥ ದ್ವೀಪ ಆನೆ ಅಂತ ನೀವು ಆರಾಮಾಗಿದ್ದೀರಿ, ಸಂಸಾರ ಅಂದರೆ ಕಾಡಿಗಿಚ್ಚು, ನೀವು ನೋಡಿದರೆ ಆರಾಮ ಹೇಗೆ ಸಾಧ್ಯ ಅಂತ ಪ್ರಶ್ನೆ ಮಾಡಿದ ತಕ್ಷಣ ಉತ್ತರ ಕೊಡಕ್ಕೆ ಹೊರಡ್ತಾರೋ. ತೊಮ್ಮಿನ ಪೃಚ್ಛತಾಂ ಬ್ರಹ್ಮನ್ ಆತ್ಮನ್ಯ ಆನಂದ ಕಾರಣಂ ಬ್ರೂಹಿ ಸ್ಪರ್ಶ ವಿಹೀನಸ್ಯ ಭವತಃ ಕೇವಲಾತ್ಮನಃ. ಇದು ಇವತ್ತಿಗೂ ಇಂಪಾರ್ಟೆಂಟ್ ಪಾಯಿಂಟ್ ಇದು. ತುಂಬ ಹಣಕಾಸು ಬೇಕಾದಷ್ಟು ಜನಗಳಿಗಿರುತ್ತೆ, ಮೆಂಟಲಿ ಹೈಲಿ ಡಿಸ್ಟರ್ಬ್ ಅವರು, ಏನು ಯಾವಾಗ ನೋಡಿದ್ರು ಒಂಥರ ಟೆನ್ಷನ್ನಲ್ಲಿರ್ತಾರೆ, ಇನ್ನು ಕೆಲವರು ಏನಿರೋದು ಆರಾಮಾಗಿರ್ತಾರೆ. ಈ ಒಗ್ಗಟ್ಟು ಇದು ಬಿಡಿಸ್ಲಿಕ್ಕೆ ಹೊರಟಿರೋದು ಈಗ ಅಂದರೆ ನಮಗೇನು ತಿಳ್ಕೊಂಡಿರ್ತೇವೆ, ಸಂಪತ್ತು ಅವೆಲ್ಲ ಇದ್ರೆ ಸುಖವಾಗಿರ್ತೇವೆ ಅಂತ ತಿಳ್ಕೊಳ್ಳೋದಾದರೆ ಅಂಥವರೇ ಜಾಸ್ತಿ ಟೆನ್ಷನ್ ಮಾಡ್ಕೊಂಡಿರೋದು ಹೊತ್ತಾನೆ. ಸಂಪತ್ತಿಲ್ಲ ಒಂದು ರೀತಿ ಟೆನ್ಷನ್, ಸಂಪತ್ತಿದೆ ಮತ್ತೊಂದಿಟ್ಟು ಟೆನ್ಷನ್. ಇವ್ರದ್ದು ಹಾಗಲ್ಲ, ಆರಾಮಾಗಿದ್ದಾರೆ, ಟೆನ್ಷನ್ ಫ್ರೀ ಲೈಫ್ ಇರೋದು. ಯಾವುದೋ ಫ್ರೀ ಲೈಫ್ ಇರ್ತದೆ ಪಾಪ, ಟೆನ್ಷನ್ ಫ್ರೀ ಲೈಫ್ ಇರಬೇಕು. ನಿಮ್ಗೆ ಹೇಗೆ ಬಂತು ಅಂತ ಕೇಳಿದೆ, ನಿಮ್ಗೆ ಹೇಗೆ ಬಂತಿದೆಲ್ಲ ಕೂಡ. ಸ್ವಲ್ಪ ಯೋಚನೆ ಮಾಡಿದರೆ ಹೊರಗಿರ್ತಕ್ಕದ್ದು ಯಾವ್ಯಾವ ಮೆಟೀರಿಯಲ್ ಥಿಂಗ್ಸ್ ಯಾವುದು ಕೂಡ ಏನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ಸ್ಪಿರಿಚುವಲ್ ನಮಗೆ ಹ್ಯಾಪಿನೆಸ್ ಕೊಡೋ ಶಕ್ತಿ ಅವಕ್ಕಿಲ್ಲ. ಇದು ಫಸ್ಟ್ ಅರ್ಥ ಮಾಡ್ಕೋಬೇಕು. ಹೊರಗಿನ ಯಾವುದೇ ಪದಾರ್ಥ, ಹೌಎವರ್ ಗ್ರೇಟ್ ಇಟ್ ಮೇ ಬಿ, ಅದು ನಮಗೆ ಮನಸ್ಸಿಗೆ ಶಾಂತಿ ಕೊಡೋ ಶಕ್ತಿ ಹೊಂದಿಲ್ಲ. ಇದು ಫಸ್ಟ್ ಅರ್ಥ ಮಾಡಿಕೊಂಡ್ರೆ ಜಗತ್ತಿನ ಸಮಸ್ಯೆ ಅನುಭವ ಇವತ್ತು. ಇವತ್ತು ಮೇಲ್ನೋಟಕ್ಕೆ ಹೈಲಿ ಅಡ್ವಾನ್ಸ್ಡ್ ಇದರಲ್ಲಿ ನಾವಿದ್ದೇವೆ, ಆದರೆ ಮೆಂಟಲಿ ಹೈಲಿ ಡಿಸ್ಟರ್ಬ್ಡ್ ಆಗಿದ್ದೇವೆ. ಹಿಂದಿನ ಕಾಲಕ್ಕೆ ಇವರಲ್ಲಿಲ್ಲ, ಬಟ್ ದೇವರ್ ವೆರಿ ಹ್ಯಾಪಿ. ಇದು ಕಂಪೇರ್ ಮಾಡಿದರೆ ಮಚ್ಚ ಹ್ಯಾಪಿಯರ್ ಇದರಲ್ಲಿದ್ದರು, ಇವರು ಹಾಗಿಲ್ಲ. ಸೊ ಇದರಿಂದ ಏನು ಅರ್ಥ ಆಯಿತು ನಮಗೆ, ಮೆಟೀರಿಯಲ್ ಥಿಂಗ್ಸ್ ಎಲ್ಲ ನಮಗೆ ರಿಯಲ್ ಹ್ಯಾಪಿನೆಸ್ ಕೊಡೋ ಶಕ್ತಿ ಹೊಂದಿಲ್ಲ ಅಂತಾಯ್ತು. ಹಾಗಿದ್ರೆ ಇಲ್ಲಿಂದ ಬಂತು ನಿಮಗೆ, ತೊಮ್ಮಿ ನೀ ಪೃಚ್ಛತಾಂ ಬ್ರಹ್ಮನ್ ಆತ್ಮನಿ ಆನಂದ ಕಾರಣಂ. ನಿಮ್ಮ ಆನಂದಕ್ಕೊಂದು ಕಾರಣ ಹೇಳಬೇಕು. ಬ್ರೂಹಿ ಸ್ಪರ್ಶ ವಿಹೀನಸ್ಯ ಭವತಃ ಕೇವಲಾತ್ಮನಃ. ನೀವು ಹೊರಗಿನ ಸ್ಪರ್ಶವಿಹೀನರು, ಭೌತಿಕ ಸಂಪತ್ತನ್ನು ಪೂರ್ತಿ ಬಿಟ್ಟವರು, ನಿಮಗೆ ಆನಂದ ಎಲ್ಲಿಂದ ಬಂತು ದಯವಿಟ್ಟು ನಾನು ಹೇಳಬೇಕು ಅಂತ ಕೇಳ್ತಾರೆ. ಕೇಳೋರು ಯಾರೋ ABCD ಅಲ್ಲ, ಯಾರು ಕೇಳ್ತಿದ್ದಾರೆ? ಯದು ರಾಜ, ಅವನೇರು ಚಕ್ರವರ್ತಿಯವರು. ಚಕ್ರವರ್ತಿ ಒಬ್ಬ ಸಾಮಾನ್ಯನ ಕೇಳ್ತಾನೆ ಅಂದಮೇಲೆ ಚಕ್ರವರ್ತಿಗೂ ಸಿಗಲಾರದ ಆನಂದ ಯಾವುದರಲ್ಲಿ ಸಿಗುತ್ತೆ ಅಂತಾಯ್ತು? ಇಂಥ ಒಂದು ಜ್ಞಾನದಿಂದ ಆನಂದ ಸಿಗುತ್ತೆ ಅಂತಾಯ್ತು. ಸೊ ಇದಿರುತ್ತಲ್ಲ ನಾಲೆಡ್ಜಿಂದ ಬರೋ ಆನಂದನ ಯಾವುದಕ್ಕೂ ಕಂಪೇರ್ ಮಾಡೋಕ್ಕೆ ಬರೋದಿಲ್ಲ, ಇನ್ಕಂಪೇರಬಲ್. ಬೇರೆ ಯಾವುದಕ್ಕೂ ಕೂಡ ಒಂದು ರೀತಿ ನಾವು ಕಂಪೇರ್ ಮಾಡಬಹುದು. ಜ್ಞಾನದ ಆನಂದ ಒಂದು ಅಲ್ಟಿಮೇಟ್, ಅದನ್ನು ಕೇಳೋದಕ್ಕೆ ಹೊರಟಿದ್ದಾರೆ. ಶ್ರೀ ಇದಿಷ್ಟು ಅವಧೂತ ಗೀತೆ 24 ಗುರುಗಳ ಹಿಂದಿನ ಬ್ಯಾಕ್ಗ್ರೌಂಡ್. ಇದಿಷ್ಟು ಕೂಡ ಫಸ್ಟ್ ಚಾಪ್ಟರ್ ಅದೇನೆ ನಾನು ಹೇಳಬೇಕಾದ್ದೇನೀಗ, ಕಾಂಟೆಕ್ಸ್ಟ್ ಆಫ್ ದಿ ಲರ್ನಿಂಗ್ ಫ್ರಮ್ 24 ಗುರುಸ್, ಯಾವ ಪ್ರಸಂಗದಲ್ಲಿ ಬಂತು ಹೇಳ್ತಾ ಇದ್ದಾರೆ. ಯದುನೈವಂ ಮಹಾಭಾಗ, ಇದೆಲ್ಲ ಭಗವಂತನಾದ ಕೃಷ್ಣ ತತ್ವವನ್ನು ಒಂದು ದೃಷ್ಟಾಂತದ ಮೂಲಕ ಹೇಳ್ತಾ ಇದ್ದಾರೆ. ಈ ಕೇಳ್ತಿರ್ಬೇಕು ಏನು ಕ್ರಿಯೇಟ್ ಆಗುತ್ತೆ, ಅದರಿಂದ ಇಂಟ್ರೆಸ್ಟ್ ಕ್ರಿಯೇಟ್ ಆಗುತ್ತೆ. ಬರೀ ಇದರಿಂದ ಉಪಯೋಗ ಇಲ್ಲ, ಸುಖ ಇರುತ್ತೆ ಅಂತ ಹೇಳಿದ್ರೆ ಕನಸೋದಿಲ್ಲ. ಒಬ್ಬ ವ್ಯಕ್ತಿ ಇದ್ದ, ರಾಜನೇ ಇದ್ದ, ಅವನೊಬ್ಬ ಸಾಮಾನ್ಯನನ್ನು ನೋಡಿದ, ಅವಧೂತ, ಭಾರಿ ಆನಂದವಾಗಿದ್ದ, ರಾಜನಿಗೆ ಆಶ್ಚರ್ಯ ಆಯಿತು, ನನಗಿಂತ ಹೆಚ್ಚು ಆನಂದ ಇವನು ಪಡ್ತಾ ಇದ್ದಾನಲ್ಲ, ಏನು ಇಲ್ಲದೆ ಆನಂದ ಪಡ್ತಾನಲ್ಲ, ಎಲ್ಲಿಂದ ಬಂತು ಅಂತ ಪ್ರಶ್ನೆ ಬಂತು. ಅದು ಕುತ್ರ ಕೊಡಲಿಕ್ಕೆ ಹೊರಟಿದ್ದಾರೆ. ನಮಗೆ ಸ್ವಲ್ಪ ಅರ್ಥವಾಗಲು, ಲೋಕದಲ್ಲೂ ಹಾಗೇನೆ, ಪರೀಕ್ಷೆಗೆ ಹೋಗ್ತಾನೆ, ಪುಸ್ತಕ ಆಗಿರ್ತಿ ಎಲ್ಲ ಇಟ್ಕೊಂಡ್ಬಿಟ್ಟಿರ್ತಾನೆ, ಫುಲ್ಲು ಟೆನ್ಷನ್. ಇನ್ನೊಬ್ರು ಬರೀ ಕೈಲಿ ಹೋಗ್ತಾನೆ, ಫ್ರೀ ಆಗಿದ್ದಾನೆ, ಆರಾಮಾಗಿದ್ದಾನೆ. ಯಾತಕ್ಕೆ ಎಲ್ಲ ಓದಿಬಿಟ್ಟಿರ್ತಾನೆ, ಆರಾಮಾಗಿದ್ದೆ, ಓದೇ ಇಲ್ಲ, ಅದಕ್ಕೋಸ್ಕರ ಎಲ್ಲ ಕಾಪಿ ಹೊಡೆಯಲು ಪ್ಲಾನ್ ಮಾಡ್ತಾರೆ, ಹ್ಯಾಂಗೆ ಹೊಡಿಬೇಕು ಯೋಚನೆ ಮಾಡ್ತಾ ಕೂತಿದ್ದಾರೆ. ಇನ್ನು ನೋಡು, ಪುಸ್ತಕ ನೋಡು, ಆ ಕಡೆ ನೋಡು, ಈ ಕಡೆ ನೋಡು, ಅಷ್ಟೇ ಹೊರತು ಅವ್ರಿಗೆ ಪುಸ್ತಕ ನೋಡೋಕ್ಕೆ ಆಗೋದಿಲ್ಲ. ಯಾತಕ್ಕೆ ಅಂದರೆ ಒಳಗೇರಿ ಸ್ಟಫ್ ಇಲ್ಲ, ಇವನಿಗೆ ಒಳಗೆ ಸ್ಟಫ್ ಇದೆ, ಆದ್ದರಿಂದ ಫ್ರೀ ಆಗಿದ್ದ. ಇದೇ ಸಿಂಪಲ್. ಇದು ಎಕ್ಸಾಮ್ ಹಾಲ್ನಲ್ಲಿ ಕೂತವನು ಸರಿಯಾಗಿ ಬರೀಬೇಕಾದ ಆಸ್ತಿ ಏನು ಅವನಿಗೆ, ಓದ್ಕೊಂಡು ಬಂದಿರೋದಂದೇ ಆಸ್ತಿ. ಅವನ ಜ್ಞಾನ ಕಣ್ಣಿಗೆ ಕಾಣೋದೇ ಇಲ್ಲ, ಎಲ್ಲಿದೆ ಅದು? ಎಲ್ಲ ತಲೆಯಲ್ಲಿ ಕೂತಿದೆ. ಓದ್ದೇ ಇದ್ದವನ ಜ್ಞಾನ ಎಲ್ಲ ತಲೆ ಬಿಟ್ಟು ಎಲ್ಲ ಕಡೆ ಕೂತಿದೆ, ಜೇಬು ಗಿಬು ಎಲ್ಲ ಕಡೆ ಕೂತ್ಬಿಡುತ್ತೆ. ಜೇಬು ಕೆಲವರು ಶೂಸಲ್ಲೇ ಹಾಕ್ಕೊಂಡ್ಬಿಟ್ಟಿರ್ತಾರಪ್ಪ, ಅವ್ರ ಗತಿ ಏನಾಗುತ್ತೆ? ನಮ್ಮ ಲೈಫ್ ಅಷ್ಟೇ ಆಗಿರೋದು. ಇವತ್ತು ಎಲ್ಲ ಕಡೆ ಏನೋ ಪ್ಯಾಕ್ ಮಾಡ್ಕೊಂಡಿದ್ದೇವೆ, ಮೈನಸ್ ಜ್ಞಾನ, ಮೈನಸ್ ನಾಲೆಡ್ಜ್. ಅದನ್ನು ಹೇಳೋದಕ್ಕೆ ಒಳ್ಳೆ ಕಥೆ ಇರುತ್ತೆ. ಯದುರೈಮಂ ಮಹಾಭಾಗೋ ಬ್ರಹ್ಮಣ್ಯೇನ ಸುಮೇಧಸ ಪೃಷ್ಟ ಸಭಾಜಿತ ಪ್ರಾಹ ಪ್ರಶ್ರಯಾವರತಂ ದ್ವಿಜ. ಈ ಪ್ರಶ್ನೆ ಕೇಳಬೇಕು, ಯದುರಾಜ ಹ್ಯಾಕ್ ಕೇಳಿದರಂತೆ, ಪ್ರಶ್ರಯಾವನತಂ, ಒಳ್ಳೆ ವಿನಯದಿಂದ ಕೇಳ್ತಾರೆ. ಪಾಪ, ಏನು ಹೇಗಿದ್ದೀರಲ್ಲ, ಏನು ಗೊತ್ತು ಅಂತ ಕೇಳಿದೆ, ಒಳ್ಳೆ ಗೌರವದಿಂದ ಕೇಳ್ತಾರೆ. ಅಂದರೆ ಚಕ್ರವರ್ತಿ ಆದವನು ಜ್ಞಾನಕ್ಕೆ ತಲೆ ಬಾಗ್ತಾನೆ ಅಂತ ಅರ್ಥ. ಚಕ್ರವರ್ತಿ ಆದವನು ಜ್ಞಾನಕ್ಕೆ ತಲೆಬಾಗಿ ಕೇಳ್ತಾನೆ, ಅಂದ್ರೆ ಆನಂದದ ಗುಟ್ಟೇನು? ಇದು ಪ್ರಶ್ನೆ. ಬ್ರಾಹ್ಮಣ ಉವಾಚ, ಅದಕ್ಕೆ ಉತ್ತರ ಕೊಡ್ತಾನೆ ರಾಜ. ನಾನು ಸುಖವಾಗಿರೋದಕ್ಕೇನು ಗೊತ್ತಾ ಕಾರಣ? ಜ್ಞಾನ ಕಾರಣ. ಇದಕ್ಕೆ ಅರ್ಥ ಮಾಡಿಕೊಂಡ್ರೆ ಜ್ಞಾನೇನ ಆನಂದೀ ಭವತಿ. ಜ್ಞಾನ ಕೊಡ್ತಕ್ಕಂಥ ಆನಂದವನ್ನು ಬೇರೆ ಯಾವುದು ಕೊಡ್ತಕ್ಕಂಥ ಶಕ್ತಿ ಹೊಂದಿಲ್ಲ. ಯಾವ ಚಿನ್ನಕ್ಕಿಂತ ಜ್ಞಾನ ಭಾರಿ ದೊಡ್ಡದು. ಇದನ್ನು ಅರ್ಥ ಮಾಡಿಕೊಳ್ಳದೆ ಇವತ್ತೇನು ಮಾಡ್ತಿದ್ದೇವೆ? ಎಲ್ಲೆಲ್ಲೋ ಆನಂದ ಕೊಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ, ಆನಂದ ಸಿಗೋದಿಲ್ಲ. ಹಾಗೆಲ್ಲ ಕೂಡ ಆನಂದ ಜ್ಞಾನ ಎಲ್ಲಿಂದ ಬರಬೇಕಾಗಿದ್ರೆ? ಆನಂದಕ್ಕೆ ಮೂಲ ಯಾವುದು? ಜ್ಞಾನ. ಸ್ವಲ್ಪ ವಾಪಸ್ ಹೋದರೆ ದುಃಖಕ್ಕೆ ಮೂಲ ಯಾವುದು? ಅಜ್ಞಾನ ಅಷ್ಟೇ. ಯಾವುದರಿಂದ ಜ್ಞಾನ ಬಂತೋ ಅದು ಆನಂದ ಬಂತು. ಜ್ಞಾನ ಇಲ್ಲ ಅಂದ್ರೆ ಏನು ಬರಬೇಕು? ಜ್ಞಾನಕ್ಕೆ ಆಪೋಸಿಟ್ಟು ಮಿಥ್ಯಾ ಜ್ಞಾನ, ಆನಂದಕ್ಕೆ ಆಪೋಸಿಟ್ಟು ದುಃಖ. ದುಃಖಕ್ಕೆಲ್ಲ ಕಾರಣ ಏನು ಅಂದರೆ ತಿಳುವಳಿಕೆ ಇಲ್ಲದೆ ಇರೋದೇ ಕಾರಣ. ಮಗ್ನಸ್ಸಿಗೆ ಪರೇ ಅಜ್ಞಾನೇ ಕಿಮ್ನ ದುಃಖ ತರಂ ಭವೇತ್. ನಾ ಅದನ್ನು ಯೋಚನೆ ಮಾಡಿದ್ರೆ ದುಃಖ ಯಾತಕ್ಕೆ ಅಂದರೆ ಮನೆ ಇಲ್ಲ ದುಃಖ, ಕಾರ್ ಇಲ್ಲ ದುಃಖ ಅಲ್ಲ, ಜ್ಞಾನ ಇಲ್ಲ ದುಃಖ, ಅದು ಪ್ರಾಬ್ಲಮ್ ಇರೋದು. ಜ್ಞಾನ ಇಲ್ಲ, ಅದು ಓದಿಲ್ಲ ಅವನು, ಪರೀಕ್ಷೆ ಕರ್ಕೊಂಡು ಹೋಗ್ತಾರೆ, ಇಂಪೋರ್ಟೆಡ್ ಕಾರಲ್ಲಿ ಹೋಗ್ತಿದ್ದಾರೆ ಎಕ್ಸಾಮ್ ಹಾಲಿಗೆ, ಏನು ಸುಖ ಇಲ್ಲ ಅವ್ರಿಗೆ. ಯಾತಕ್ಕೆ ಓದೇ ಇಲ್ಲ ಅವರು, ಇಂಪೋರ್ಟೆಡ್ ಕಾರ್ ತೊಗೊಂಡ್ರಷ್ಟೇ, ಮಧ್ಯೆ ಮಧ್ಯೆ ತಿಂಡಿ ಕೊಟ್ಟರಷ್ಟೇ, ಏನು ಕೊಟ್ಟರು ಅಷ್ಟೇ ಅವ್ರು ದುಃಖ. ಇದು ಹತ್ರ ಬರ್ತಾ ಇದೆ, ಒಂದು ಹೋಗ್ತಾ 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 ಇವನು ನಡ್ಕೊಂಡು ಓಡ್ಕೋದು ಹೋಗ್ತಿದ್ದಾನೆ ಪಾಪ, ಟೆನ್ಷನ್. ಅವನಿಗೆ ಹೋಗೋ ಟೆನ್ಷನ್ ಅಷ್ಟೇ, ಓದಿ ಟೆನ್ಷನ್, ಒಳಗೆ ಕುತ್ಕೊಂಡ್ಬಿಟ್ಟಿದೆ, ಆರಾಮಾಗಿದ್ಬಿಟ್ಟಿದ್ದಾನೆ. ಹೋಗ್ತಾನೆ ನಡ್ಕೊಂಡು ಹೋಗ್ತಾನೆ, ಆನಂದವಾಗಿದ್ದಾನೆ. ಇವನು ಒಳ್ಳೆ AC ಕಾರಲ್ಲಿ ಹೋಗ್ತಾನೆ, ದುಃಖ ಇದೆ ಅವನಿಗೆ. ಯಾತಕ್ಕೆ ಅಂದರೆ ಇವನಿಗೆ ಒಳಗೆ ಜ್ಞಾನ ಇಲ್ಲ. ಈ ಜ್ಞಾನ ಎಲ್ಲಿಂದ ಬರುತ್ತೆ ಮುಂದಿನ ಪ್ರಶ್ನೆ. ಜ್ಞಾನ ಎಲ್ಲಿಂದ ಬರುತ್ತೆ ಅದಕ್ಕೆ ಹೇಳ್ತಾರೆ, ವಿಜ್ಞಾನಾರ್ಥಂ ಗುರುಮೇವ ಅಭಿಗಚ್ಚೆ. ಗುರುಗಳಿಂದನೇ ಜ್ಞಾನ ಬರಬೇಕೆ ಹೊರತು ಬೇರೆ ಕಡೆಯಿಂದ ಜ್ಞಾನ ಬರೋದಿಲ್ಲ. ಇವತ್ತು ಬೆಳಕಿಲ್ಲಿಂದ ಬರಬೇಕು, ದೀಪದಿಂದ ಬರಬೇಕು. ಸೂರ್ಯ ಕೂಡ ಏನೋ ದೊಡ್ಡ ಸುದೀಪ ಅಷ್ಟೇ, ಭಗವಂತ ಸೃಷ್ಟಿ ಮಾಡಿಟ್ಟಿರೋ ದೀಪ ಅಂದರೆ ಸೂರ್ಯ. ಇವತ್ತು ಕತ್ತಲೆ ಹೋಗಿಸ್ಲಿಕ್ಕೆ ದೀಪ ಹೇಗಬೇಕೋ ಈ ಜ್ಞಾನ ಕೊಡೋಕ್ಕೆ ಗುರುಗಳು ಆಗಬೇಕು. ಅಂಥ ಗುರುಗಳು ಇದ್ದಾರೆ, ಅದಕ್ಕೆ ಜ್ಞಾನ ಬಂತು ಅಂತ ಹೇಳ್ತಾರೆ. ಗುರುಗಳಿದ್ದಾರೆ, ಜ್ಞಾನ ಬಂದಿದೆ. ಗುರುಗಳು ಯಾರು ಅಂತ ಕೇಳ್ತಾನೆ. ಈ ಮುಗುರುಗಳು ಯಾರು ಮುಂದಿನ ಪ್ರಶ್ನೆ. ಅದಕ್ಕೆ ಉತ್ತರ ಕೊಡ್ತಾನೆ. ಸಂತಿಮೇ ಗುರವೋ ಬ್ರಹ್ಮನ್ ಬಹವಹ ಬುದ್ಧಿಪಾಶ್ರಿತಾಹ. ನಾನು ತುಂಬ ಜನ ಗುರುಗಳಿದ್ದಾರೆ. ಯಥೋವಾ ಬುದ್ಧಿ ಮುಪಾದಾಯ ಮುಕ್ತೋ ಅಟಾಬೀಹ ತಾನ್ ಶೃಣು. ಅವರಿಂದ ಜ್ಞಾನವನ್ನು ಪಡೆದು ನಾನು ಆರಾಮವಾಗಿದ್ದೇನೆ, ನಾನು ಮುಕ್ತಿ ಹೋಗಿಲ್ಲ, ಮುಕ್ತನಂತೆ ಇದ್ದೇನೆ ಅಂತ ಹೇಳ್ತಾನೆ. ಮುಕ್ತಿ ಹೋಗಿಲ್ಲ, ಮುಕ್ತನ ಎಲ್ಲ ಓದ್ಬಿಟ್ಟಿದ್ದಾನೆ. ಇನ್ನು ಪರೀಕ್ಷಾ ಫಾರ್ಮ್ಯಾಲಿಟಿ ಅಷ್ಟೇ, ಎಕ್ಸಾಮ್ ಕೊಟ್ಟು ಫಾರ್ಮ್ಯಾಲಿಟಿ, ಅಷ್ಟು ಜ್ಞಾನ ಬಂದ್ಬಿಟ್ಟಿದೆ ಅವರಿಗೆ. ಜೀವನ್ಮುಕ್ತರು ಅಂದರೆ ಹಾಗೆ. ಇನ್ನು ಮುಕ್ತಿ ಹೋಗಿಲ್ಲ, ತೇರಲೇಕ್ ಯಾಜಿ ಮುಕ್ತಾಸ್, ನಾನು ಆ ರೀತಿ ಇದ್ದೇನೆ. ಹೇಗಿದ್ರೆ ಯಾರು ನಿಮ್ಮ ಗುರುಗಳು ಅಂತ ಪ್ರಶ್ನೆ. ಯಾರು ಗುರುಗಳು ಅಂದರೆ 24 ಜನ ಇದ್ದಾರೆ. ಯಾರವರು ಅಲ್ಲಿ ತಿಳ್ಕೊಂಡಿರ್ಬೇಕು. ಪೃಥಿವಿ, ವಾಯು, ಆಕಾಶ, ಆಪ, ಅಗ್ನಿ, ಚಂದ್ರಮಾಹ, ರವಿ, ಕಪೋತ, ಅಜಗರ, ಸಿಂಧು, ಪತಂಗ, ಮಧುಕೃತ್, ಗಜ, ಮಧು, ಹರಿಣ, ಮೀನ, ಪಿಂಗಲ, ಕುರರ, ಅರ್ಭಕ, ಕುಮಾರಿ, ಶರಕೃತ್, ಸರ್ಪ, ಪೂರ್ಣನಾಭಿ, ಸುಪೇಶಕೃತ್, ಏತೇವೇ ಗುರವೋ ರಾಜನ್ ಚತುರ್ವಿಂಶತಿ ರಾಶ್ರಿತಾ. 24 ಆಯ್ತು ಕರೆಕ್ಟಾಗಿ ಶ್ಲೋಕ ರೂಪದಲ್ಲಿ ಕಾಂಪ್ಯಾಕ್ಟ್ ಆಗಿ ಅದನ್ನ ತಿಳಿಸಿದೆ. ಪೃಥಿವಿ, ವಾಯು, ಆಕಾಶ, ಆಪ, ಅಗ್ನಿ, ಇವೆಷ್ಟೇನೋ ಪಂಚಭೂತಗಳು. ಪೃಥಿವಿ, ಅಪ್ತೇಜೋ, ವಾಯು, ಆಕಾಶ, 5 ಜನ ಗುರುಗಳು. ಆಮೇಲೆ ಚಂದ್ರಮಾಹ, ರವಿ, ಚಂದ್ರಗುರು ಮತ್ತು ಸೂರ್ಯಗುರು. ಕಪೋತಃ, ಒಂದು ಪಾರಿವಾಳ ಗುರು. ಅಜಗರ, ಹೆಬ್ಬಾವು. ಸಿಂಧು ಅಂದರೆ ಸಮುದ್ರ. ಸಿಂಧು ಅಂತ ನದಿ ಕೂಡ ಅರ್ಥ, ಸಂಸ್ಕೃತದಲ್ಲಿ 2 ಅರ್ಥನೂ ಇದೆ. ಇಲ್ಲಿ ಸಮುದ್ರ ಅಂತ ಅರ್ಥ. ಪತಂಗ, ಪತಂಗ ಅಂದರೆ ಪತಂಗದ ಹುಳು. ಮಧುಕೃತ್, ದೀಪದ ಹುಳು ಪತಂಗ ಇರುತ್ತಲ್ಲ ಅದು ಮಧುಕೃತ್. ಮಧುಕೃತ್ ಅಂದ್ರೇನು? ಜೇನು, ಜೇನು ಹುಳು. ಗಜ, ಆನೆ. ಮಧುಹ, ಒಬ್ಬ ಜೇನು ಕಿತ್ಕೊಂಡು ಹೋಗೋನು, ಕಲೆಕ್ಟ್ ಮಾಡಿದ ಜೇನು ಸಂಗ್ರಹ ಮಾಡ್ತಾನಲ್ಲ, ಮಧುಹ ಅಂತ ಹೆಸರು. ಹರಿಣ, ಒಂದು ಜಿಂಕೆ. ಮೀನ, ಒಂದು ಮೀನು. ಪಿಂಗಲ, ಒಬ್ಬ ವೇಶ್ಯೆ. ಕುರರ, ಒಂದು ಪಕ್ಷಿ ಹೆಸರು, ಕುರರ ಪಕ್ಷಿ ಅಂತ ಕರೀತಾನೆ. ಅರ್ಭಕ, ಒಂದು ಮಗು. ಕುಮಾರಿ, ಒಬ್ಬ ಚಿಕ್ಕ ಹುಡುಗಿ, ಕನ್ಯಾ. ಶರಕೃತ್, ಒಬ್ಬ ಬಡಿಗೆ. ಶರಕೃತ್ ಅಂದರೆ ಬಡಿಗೆ, ಕಾರ್ಪೆಂಟರ್. ಸರ್ಪ, ಒಂದು ಹಾವು. ಪೂರ್ಣನಾಭಿ, ಅದು ರೇಷ್ಮೆ ಹುಳ. ಪೂರ್ಣನಾಭಿ ಅಂತ ಜೇಡರ ಹುಳ ಅಂತಾರಲ್ಲ ಹಾಗೆ. ಸುಪೇಶಕೃತ್, ಅದು ರೇಷ್ಮೆ ಹುಳ. ಇವರು 24 ಜನ ನನ್ನ ಗುರುಗಳು. ಸರಿ, 24 ಆಯ್ತಾರೆ. ಇಷ್ಟು ಜನ ಗುರುಗಳಿದ್ದಾರೆ, ನಮಗೆ ಆಶ್ಚರ್ಯ ಆಗುತ್ತೆ. 20 ಜನದಲ್ಲಿ ಹೆಚ್ಚಿನ ಮಾತಾಡಲಿಕ್ಕೆ ಬರೋದಿಲ್ಲ ಇವ್ರಿಗೆ. ಫಸ್ಟ್ ಆಫ್ ಆಲ್ ಹೋಗ್ತಾನೆ, ಭೂಮಿ ಮಾತಾಡೋದು ನೋಡಿದ್ದೀರಿ ಎಲ್ಲರೂ ಕೂಡ. ಕೆಲವು ಮಾತಾಡಿದ್ರೆ ಕೆಲವು ಮಾತಾಡಿದ್ರೆ ಕೇಳಕ್ಕಾಗಲ್ಲ ನಾವು. ವೇಶ್ಯ ಗುರು ಅಂತೆ, ವೇಶ್ಯ ಗುರು. ಒಬ್ಬ ಹುಡುಗ ಗುರು, ಒಬ್ಬ ಹುಡುಗಿ ಗುರು, ಮೀನು ಗುರು, ಆನೆ ಗುರು, ಮತ್ತೆ ಜಿಂಕೆ ಗುರು, ಮಧು, ಒಂದು ಜೇನು ಹುಡುಗ ಗುರು, ಜೇನು ಕಿತ್ಕೊಂಡು ಹೋಗೋನು ಗುರು. ಹೇಗೆ ಸಾಧ್ಯ ಇದೆಲ್ಲ? ಅದಕ್ಕೆ ಹೇಳ್ತಾರೆ, ಇವ್ರು ಹೇಳಿದ ಗುರುಗಳಲ್ಲ, ಬುದ್ಧಿಪಾಶ್ರಿತ, ಅವ್ರು ನೋಡಿ ಕಲ್ತ್ಕೊಂಡೆ ಅಂತ ಹೇಳ್ತಾರೆ. ಇದು ನೋಡಿ ಕಲಿ ಮಾಡಿದರೆ ಹೋಗ್ತಿರ್ತಾರ, ನೋಡಿ ಕಲಿ ಅಂತಾರ. ನೋಡಿ ಕಲಿಯೋದಿದೆಲ್ಲ ಕೂಡ ನಮ್ಮ ಜೀವನದಲ್ಲಿ, ಹೇಳಿದ್ದು ಕಲಿಯೋದಲ್ಲ, ನೋಡಿ ಕಲಿಯಲಿಕ್ಕೆ ಬರುತ್ತೆ. ನೋಡಿ ಕಲಿತೆ ಅಂತ ಹೇಳ್ತಾರೆ. 24 ಜನಗಳನ್ನ ನೋಡಿದಾಗ ಒಬ್ಬೊಬ್ಬರಿಂದ ಒಂದು ತತ್ವ ಕಲಿಬಹುದು ಅಂತ ಹೇಳ್ತಾರೆ. ಒಬ್ಬೊಬ್ಬರಿಂದ ಒಂದು ತತ್ವ ಕಲಿಬಹುದು. ಏನು ಹೋಗ್ಬೋದಂದ್ರೆ 1 by 1 ಹೇಳ್ತಾ ಹೋಗ್ತಾರೆ. ಆಗ ನಮಗೊಂದು ಥಿಂಕಿಂಗ್ ಪ್ರೊಸೆಸ್, ಹೊಸ ಒಂದು ಸಿಗುತ್ತೆ. ಗೊತ್ತಾಯ್ತಾ? ಒಂದು ಹೊಸ ಮಾರ್ಗ. ನಾವು ಹೇಗೆ ನೋಡಿ ಕಲಿಬಹುದು, ಕೇಳಿ ಕಲಿಯೋ ಪದ್ಧತಿ ನಮಗೆ ಗೊತ್ತಿದೆ. ಈಗ ನೋಡಿ ಕಲಿತಾಗಲೂ ಕೂಡ ಯಾರನ್ನು ನೋಡಿ ಕಲಿತೇವೆ ಅವ್ರು ಏನಾಗ್ತಾರೆ ನಮಗೆ, ಅವರು ಗುರುಗಳಾಗ್ತಾರೆ. ಇದು ಕಾನ್ಸೆಪ್ಟಲ್ಲಿ ಹೊರಟಂತಹ ಮಾತು. ಇದು ಬಹಳ ಅಪೂರ್ವವಾದ ಒಂದು ಸಂದೇಶ. ಈ ರೀತಿಯಾದ ಕಥೆಗಳು ಸಿಗೋದು ಬೇರೆ ಕಡೆ ಭಾರಿ ಕಷ್ಟ. ಗೊತ್ತಾಯ್ತಾ? ಭಾಗವತದ ಯುನಿಕ್ ಕಾಂಟ್ರಿಬ್ಯೂಷನ್ಗಳಲ್ಲಿ ಇದು ಒಂದು. ನಾವು ಧ್ರುವ ಪ್ರಹ್ಲಾದರ ಕಥೆ ಕೇಳಿದ್ದೇವೆ. ಧ್ರುವನಿಂದ ತತ್ವ ಗೊತ್ತಾಗುತ್ತೆ, ಪ್ರಹ್ಲಾದಿಂದ ಅವೆಲ್ಲ ಬೇರೆ ತೈಪು. ಇದು ಆಗಲ್ಲ. ಇದು ವಸ್ತುಗಳು, ಜಡ ವಸ್ತುಗಳು, ಹೆಚ್ಚು ಜಡ ವಸ್ತುಗಳು, ಸಾಮಾನ್ಯ ವಸ್ತುಗಳು. ಚೇತನದಲ್ಲೂ ಸಾಮಾನ್ಯ. ವೇಶ್ಯೆ ಲೋಕದಲ್ಲಿ ನಿಂದೆಯಲಾದವಳು, ಅವಳಿಂದ ಕಲಿಬೇಕಾದ ಪಾಠ ಹೊಂದಿದೆ. ಅದನ್ನೆಲ್ಲ 1 by 1 ಹೇಳ್ತಾ ಹೋಗ್ತಾರೆ. ಅದರಲ್ಲಿ ಕೆಲವನ್ನು ನೋಡಿದರೆ ಸಾಕು ನಮಗೆ. ಇದು 2ನೇ ಭಾಗ ಮುಗೀತು. ನೇಮ್ಸ್ ಆಫ್ ದಿ 24 ಗುರುಸ್, ಅದನ್ನು ಬಿಟ್ಕೊಂಡಿರ್ಬೇಕು. ಮನೆಯಲ್ಲಿ ಹೋಗಿ ಅದನ್ನು ರಿಕಲೆಕ್ಟ್ ಮಾಡಿಕೊಳ್ಳಿ. ಉತ್ತರ ಸಿಗುತ್ತೆ ಮುಂದೆ. ಅದರಲ್ಲಿ ಅದು ಯಾವ ಕ್ರಮದಲ್ಲಿ ಹೇಳಿ ಅದೇ ಕ್ರಮದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಇಲ್ಲಿ 2 ವಿಶೇಷ. ಒಂದು 24 ಎನ್ಯುಮರೇಟ್ ಮಾಡಿದ್ದೊಂದು, ಅದೇ ಆರ್ಡರ್ನಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋದು. ಇದರಿಂದ ಕನ್ಫ್ಯೂಷನ್ ಇರೋದಿಲ್ಲ. ಸಂಸ್ಕೃತದಲ್ಲಿ ಹೇಳೋ ರೀತಿ, ಬರೆಯೋ ರೀತಿ ಕೂಡ ಎಷ್ಟು ಕರೆಕ್ಟಾಗಿ ಸೈಂಟಿಫಿಕ್ ಆಗಿರುತ್ತೆ ಎಂಬುದಕ್ಕೆ ಇದು ನಿದರ್ಶನ. ಹೈಲಿ ಸಿಸ್ಟಮೆಟಿಕ್. ಶಿಕ್ಷಾವೃತ್ತಿಭಿರೇತೇಷಾಂ ಅನ್ವಶಿಕ್ಷಮಹಂ ತತಃ ಯಥೋ ಯದನು ಶಿಕ್ಷಾಮಿ ಯಥಾವಾ ನಾಹುಷಾತ್ಮಜ ತತ್ತಥಾ ಪುರುಷವ್ಯಾಘ್ರ ನಿಬೋಧ ಕಥಯಾಮಿದೆ. ಯದುರಾಜ ಯಾರು ಎಂಬುದನ್ನು ಹೇಳ್ತಾರೆ. ನಹುಷಾತ್ಮಜ ಹೇಗೆ ಅಂದರೆ, ನಾರಾಯಣನ ಮಗ ಬ್ರಹ್ಮದೇವರು. ಬ್ರಹ್ಮದೇವರ ಮಕ್ಕಳಲ್ಲಿ ಒಬ್ಬರು ಅತ್ರಿಮುನಿಗಳು. ಅತ್ರಿಮುನಿಗಳ ಮಗ ಚಂದ್ರ, ಚಂದ್ರನ ಮಗ ಬುಧ, ಬುಧನ ಮಗ ಪುರೂರವಸ್, ಅವನ ಮಗ ಆಯು, ಅವನ ಮಗ ನಹುಷ, ನಹುಷನ ಮಗ ಯಯಾತಿ, ಯಯಾತಿಯ ಮಗ ಯದು. ಇದಿಷ್ಟು ಇವರ ಜಿನಿಯಾಲಜಿ ಹೇಗೆ ಬಂದಿದ್ದಾರೆ ಅಂತ ಹೇಳ್ತಾರೆ. ಅದು ಇಂಥವನು ಕೇಳ್ತಿದ್ದಾನೆ ಅಂದಮೇಲೆ ಎಷ್ಟು ಅಮೂಲ್ಯವಾದ ವಿಚಾರ ಅನ್ನೋದು ನಮಗೆ ತಕ್ಷಣ ಅರ್ಥ ಆಗಬೇಕು. ಯಥೋ ಯದನು ಶಿಕ್ಷಾಮಿ ಭೂತೈರಾಕ್ರಮ್ಯಮಾಣೋಪಿ ಧೀರೋ ದೈವವಶಾನುಗೈಹಿ ತದ್ವಿಧಾಂನ ಚಲೇತ್ ಮಾರ್ಗಾತ್ ಅನುಶಿಕ್ಷನ್ ಕ್ಷಿತೈರ್ವ್ರತಂ. ಭೂಮಿಯಿಂದ ಕಲಿತ ಮೊದಲ ತತ್ವ ಏನು ಅಂದರೆ, ಒಂದೊಂದರಿಂದ ಕೆಲವು ಒಂದಾಗ್ಬೋದು, ಕೆಲವು ಎರಡಾಗಬಹುದು. ಇಲ್ಲಿ ಭೂಮಿಯಿಂದ ಕಲಿತ ಒಂದು ತತ್ವ ಏನು, ಭೂತೈರಾಕ್ರಮ್ಯಮಾಣೋಪಿ. ಭೂಮಿ ಮೇಲೆ ಜನ ಏನು ಮಾಡ್ತಾರೆ, ಓಡಾಡ್ತಾರೆ, ಕೊಡಕು ಮಾಡ್ತಾರೆ. ಇಷ್ಟೆಲ್ಲ ಮಾಡಿದ್ರು ಭೂಮಿ ಏನು ಮಾಡುತ್ತೆ, ಅದನ್ನ ನಮ್ಮನ್ನು ಸಹನೆ ಮಾಡುತ್ತೆ. ಫಸ್ಟ್ ಆಫ್ ಆಲ್ ಬೆಳಿಗ್ಗೆ ಎತ್ತಷ್ಟು ಸ್ತೋತ್ರ ಮಾಡೋದು ಹಾಗೆ. ನಾವು ಸಮುದ್ರವಸನೇ ದೇವಿ ಪರ್ವತಸ್ತನ ವಂಡಿತೆ ವಿಷ್ಣುಪತ್ತಿ ನಮಸ್ತುಭ್ಯಂ ಪಾದಸ್ಪರ್ಶ್ಯಂ ಕ್ಷಮಸ್ವಮೇ. ಈ ಶೋಕ ಹೇಳಿದ್ರೆ ನಮ್ಮ ಭೂಮಿ ಕಾಲಿಡೋದಕ್ಕಿಂತ ಶೋಕ ಹೇಳಬೇಕಂತೆ, ಗೊತ್ತಾಯ್ತಾ? ಯಾಕೆ ಕಾಲಿಡ್ತೀವಿ ನಾವು, ಎತ್ತಷ್ಟು ಕಾಲಿಡಬೇಕು ತಾನೆ ಭೂಮಿ ಮೇಲೆ. ಅದಕ್ಕೆ ಪಾದಸ್ಪರ್ಶ್ಯಂ ಕ್ಷಮಸ್ವಮೇ, ವಿಷ್ಠಾಮೂತ್ರ ಕಫೋತ್ಸರ್ಗಂ ಅಪರಾಧಂ ಕ್ಷಮಸ್ವಮೇ. ಇದನ್ನು ಎಷ್ಟು ಕೊಳಕು ಮಾಡ್ತೀವಿ ಅಮ್ಮ, ಅದನ್ನು ಕ್ಷಮಿಸು ಅಂತ ಹೇಳಿ ಕೇಳ್ತೇವೆ. ಅದಕ್ಕೆ ಭೂತೈಹಿ ಆಕ್ರಮ್ಯಮಾಣೋಪಿ ಧೀರ ದೈವವಶಾನುಗೈಹಿ. ಇದನ್ನು ಒಬ್ಬನ ಅರ್ಥ ಮಾಡ್ಕೋಬೇಕು ಭೂಮಿನ. ನಮಗೂ ಕೂಡ ಜೀವನದಲ್ಲಿ ಎಷ್ಟೋ ರೀತಿಯಲ್ಲಿ ಏನಾಗುತ್ತೆ, ಕೆಲವೊಮ್ಮೆ ಜನ ತುಳಿದು ಹಾಕಿಬಿಡ್ತಾರೆ ಭೂಮಿನ, ತುಳಿದ ನಮ್ಮನ್ನು ತುಳಿತಾರೆ. ನಾವೇನಾಗ್ತೇವಾಗ ಡೆಸ್ಪರೇಟ್ ಆಗಿಬಿಡುತ್ತೆ, ಛೇ ನಮಗೆ ಎಷ್ಟು ಅವಮಾನ ಆಯಿತು, ದುಃಖ ಆಯಿತು ಅಂತ ಹೇಳಿಬಿಟ್ಟು ಎಷ್ಟೋ ಜನ ಏನು ಮಾಡ್ತಾರೆ, ಜೀವನದಲ್ಲಿ ಮುಂದೆ ಬರೋದೇ ಇಲ್ಲ. ಆದರೆ ಧೈರ್ಯ ಇಡಬಾರ್ದು, ಭೂಮಿನ ನೋಡಬೇಕು ಹೇಗಿದೆ ನೋಡಿ. ಭೂಮಿ ತದ್ವಿಧಾಮ್ನ ಚಲೇನ್ ಮಾರ್ಗ ತನು ಶಿಕ್ಷನ್ ಕ್ಷಿತೇರ ವ್ರತಂ. ಭೂಮಿ ತನ್ನ ಕೆಲಸ ತಾನು ಬಿಟ್ಟಿಲ್ಲ. ಭೂಮಿ ಏನಾದರೂ ನಾವು ತುಳಿದು ಅದು ತಿರುಗಿ ತುಳಿದು ನಮಗತಿ ಏನಾಗ್ತಿತ್ತು, ಈಗ ಭೂಮಿ ನಾವು ತುಳಿದು ಭೂಮಿ ತುಳಿದ್ರೆ ನಮಗತಿ ಪೀಸ್ ಪೀಸ್ ಆಗಿಬಿಡ್ತಿತ್ತು. ಹೌದು ತಾನೆ, ಅದು ಕೆಲಸ ಮಾಡಿ ತನ್ನ ಕೆಲಸ ತಾನು ಮಾಡ್ತಾ ಇದೆ. ಭೂಮಿಗೆ ಲಕ್ಷಣ ಏನಂದ್ರೆ ಹೊರೋದು, ಹೊರೋ ಕೆಲಸ ಮಾಡ್ತಾ ಇದೆ. ಆದರೆ ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ಪಾಲಿನ ಕರ್ತವ್ಯ ಕರ್ಮಗಳನ್ನು ಏನು ಮಾಡಬೇಕು, ಡೂ ಯುವರ್ ಡ್ಯೂಟಿ ಫಸ್ಟ್. ಗೊತ್ತಾಯ್ತಾ? ಉಳಿದವರು ಏನೇ ಮಾಡ್ಕೊಂಡು ಹೋಗಲಿ, ನಿಮ್ಮ ಪಾಡಿ ನಾವು ಏನು ಮಾಡ್ಕೊಂಡಿರಬೇಕು, ನಮ್ಮ ಕೆಲಸ ನಾವು ಮಾಡ್ಕೊಂಡಿರಬೇಕು. ಅದೇ ನಮ್ಮ ಶ್ರೇಷ್ಠವಾದಂಥ ತತ್ವ. ಅದರಿಂದ ಕಲ್ತ್ಕೊಂಡೆ ನಾನು ಮನುಷ್ಯನಿಗೆ ಸಹನ ಗುಣ. ಸಮ ದೃಷ್ಟಾಂತ ಕೊಡಬೇಕಾದ್ರೆ ಭೂಮಿಯಂತೆ ಕ್ಷಮಾಶೀಲರು ಅಂತ ಕರೀತಾರೆ. ಭೂಮಿಯಂತೆ ಕ್ಷಮಾಶೀಲರು ಒಬ್ಬಿಬ್ಬರಲ್ಲ, ಎಲ್ಲ ಜನ ಮಾಡೋದು ಅದಕ್ಕೆ ತುಳಿತಾನೆ. ಅಷ್ಟು ಜನ ತುಳಿತವನ್ನು ಸಹಿಸಿಕೊಂಡು ಅದೇನು ಮಾಡಿದೆ, ತನ್ನ ಕೆಲಸ ತಾನು ಮಾಡಿಕೊಂಡಿದೆ. ಇಲ್ಲಿ ಹೋದ್ರೆ ಬದುಕಲಿಕ್ಕೆ ಆಗ್ತಿರಲಿಲ್ಲ ಭೂಮಿಯ ಮೇಲೆ. ಅದನ್ನು ನಾನು ಕಲಿತೆ ಭೂಮಿಯಿಂದ. ತದ್ವಿಧಾಂನ ಚರೇತ್ ಮಾರ್ಗಾತ್ ಅನುಶಿಕ್ಷನ್ ಕ್ಷಿತೈರ್ ವ್ರತಂ ಶಶ್ವತ್ ಪರಾರ್ಥ ಸರ್ವೇಹಾಂ ಪರಾರ್ಥೈಕಾಂತ ಸಂಭವಂ ಸಾಧು ಶಿಕ್ಷೇತ ಭೂಮೇಶ್ಚ ಅನುಶಿಕ್ಷಂ ವ್ರತಾಂತರಂ. ಇನ್ನೊಂದು, ಭೂಮಿ ತನ್ನದಾಗಿರೋದು ಏನೂ ಇಲ್ಲ, ಅದು ಬೆಳೆ ಬೆಳೆಯುತ್ತೆ. ಯಾರಿಗೆ ಅದು? ನಮಗೆ. ಮತ್ತೆ ನಾವು ತುಳಿಯೋದು ಭೂಮಿನ, ಅದು ಕೊಡೋದು ಬೆಳೆ. ಈ ಮತ್ತೆ ಹೊತ್ತಾನೆ ಆಕಾಶದಿಂದ ಮಳೆ ಬರುತ್ತೆ, ಬೆಳೆ ಬರೋದಿಲ್ಲ. ಬೆಳೆ ಎಲ್ಲಿ ಬರಬೇಕು? ಭೂಮಿಯೇ ಬರಬೇಕು. ನಾವು ತುಳಿದನ್ನು ಸಹಿಸಿಕೊಂಡು ನಮ್ಗೆ ಒಳ್ಳೆಯದನ್ನೇ ಮಾಡ್ತಿದೆ. ಅದು ಇನ್ನೊಂದು ಪಂಚಾಯತ್. ನಮಗೇನಾದರೂ ಜನಗಳು ಕೆಟ್ಟದ್ದನ್ನು ಮಾಡಿದ್ರೆ ನಾವೇನು ಮಾಡಬೇಕು? ಅವ್ರಿಗೆ ಒಳ್ಳೆಯದನ್ನು ಮಾಡೋ ಯೋಚನೆ ಮಾಡಬೇಕು, ಕೆಟ್ಟದ್ದನ್ನು ಮಾಡೋದಕ್ಕೆ ಹೋಗಬಾರ್ದು. ಭೂಮಿ ಕೆಟ್ಟದ್ದನ್ನು ಮಾಡಿದರೆ ಭೂಮಿನ ಏನು ಮಾಡಬೇಕಾದ್ರೆ ಬೆಳೆ ಕೊಡೋದು ಸಾಕು, ಎಲ್ಲ ಮನುಷ್ಯರು ಹೋಗಿಬಿಡ್ತಾರೆ. ಬರಗಾಲ ಬಂತು ಶುರುವಾಗುತ್ತೆ, ಎಲ್ಲ ಎಂಟೈರ್ ಜನ ಪಾಪ್ಯುಲೇಷನ್ ಹೋಗಿಬಿಡುತ್ತೆ. ಆದರೆ ಭೂಮಿ ಎರಡು ಕೆಲಸ ಮಾಡಿದೆ, ಸಹಿಸಿಕೊಂಡಿದೆ, ತನ್ನ ಕೆಲಸ ತಾನು ಮಾಡ್ತಿದೆ, ಮತ್ತು ನಮಗೆಲ್ಲ ಬರೀ ಒಳ್ಳೆಯದನ್ನೇ ಮಾಡ್ತಿದೆ ಹೊರತು ಕೆಟ್ಟದನ್ನು ಮಾಡ್ತಾ ಇಲ್ಲ. ಒಂದು ಸ್ವಲ್ಪ ಭೂಮಿ ನಡಿಗದು ಏನಾಗುತ್ತೆ ಗೊತ್ತಲ್ಲ ನಮಗೆ, ಭೂಕಂಪ ಆಗಿಬಿಟ್ಟು ಗೊತ್ತಾಗುತ್ತೆ ಏನಾಗುತ್ತೆ ಅಂತ. ಆ ಶಾಂಪಲ್ ಇದ್ದ ಹಾಕಿ ಭೂಮಿ ಮಧ್ಯ ಮಧ್ಯೆ ನಡಿಗೆ ಏನು ತೋರಿಸುತ್ತೆ ನಮಗೆ, ಜೋರ ಹೋಗ್ತಿರ್ಬೇಕು ಆ ಡ್ರೈವರ್ ಸ್ವಲ್ಪ ತಕ್ಷಣ ಬ್ರೇಕ್ ಹಾಕಿದ್ರೆ ಏನಾಗುತ್ತೆ ನಮಗೆ, ನಿದ್ದೆ ಹೊಡಿ ನಿಂತ್ಕೊಂಡ್ಬಿಡ್ತಾನೆ ತಕ್ಷಣನೇ, ಏನಾಯ್ತು ಮಾರಾಯ ಅಂತ ಕೇಳ್ತಾನೆ. ಅದು ಬ್ರೇಕ್ ಹಾಕಿದ ತಕ್ಷಣ ಕಾರು ಜಂಪ್ ಆಗುತ್ತಲ್ಲ, ಆ ಥರ ಭೂಮಿ ಮಧ್ಯ ಮಧ್ಯೆ ಮಾಡೋದು ಏನು ತೋರಿಸುತ್ತೆ ನಮಗೆ ಅಂದರೆ, ಅದರ ಮಹತ್ವ ಅರ್ಥ ಮಾಡ್ಕೊಳ್ಬೇಕು. ಅದು ತನ್ನ ಕೆಲಸ ಕೆಲಸ ಮಾಡಿದರೆ ಹೇಗಿರುತ್ತೇವೋ, ತೊಲ್ಪು ತಪ್ಪಿದ್ರೆ ಏನಾಗುತ್ತೆ ನೋಡಿ ಅಂತ ಎಚ್ಚರಿಕೆ ಕೊಡ್ತಾ ಇದೆ ಭೂಮಿ. ಸಾಧು ಶಿಕ್ಷೇತ ಭೂಮೇಶ್ಚ ಅನುಶಿಕ್ಷಂ ವ್ರತಾಂತರಂ. ಭೂಮಿಯಿಂದ ಎರಡು ಪಾಠ ಕಲ್ತಂತೆ ಆಯಿತು. ಪ್ರಾಣವೃತ್ತೈವ ಸಂತುಷ್ಯನ್ ಮುನಿರ್ನೈವೇಂದ್ರಿಯ ಪ್ರಿಯೈ ಜ್ಞಾನಂ ಯಥಾ ನನಶ್ಚೇತ ನಾವಕಿರ್ಯೇತ ವಾಂಗ್ಮನಃ ವಿಷಯೇಷು ಆವಿಶನ್ ಯೋಗಿ ನಾನಾಧರ್ಮೇಶು ಸರ್ವತಃ ಗುಣದೋಷಾನ್ವಯೇನ ಆತ್ಮಾ ನ ವಿಷಜ್ಜೇತ ವಾಯುವತ್. ಎರಡನೇದು ಗಾಳಿಯಿಂದ ಏನು ಕಲಿತೆ ಅಂತ ಹೇಳುತ್ತಾರೆ. ವಾಯುವತ್, ವಾಯುವಿನಂತೆ ನಾವಿರಬೇಕು. ಏನು ಮಾಡುತ್ತೆ ವಾಯು? ಪ್ರಾಣವೃತ್ತೈವ ಸಂತುಷ್ಯನ್ ಮುನಿಹಿ ನೈವ ಇಂದ್ರಿಯ ಪ್ರಿಯೈ ಜ್ಞಾನಂ ಯಥಾ ನನಶ್ಚೇತ ನಾವಕಿರ್ಯೇತ ವಾಂಗ್ಮನಃ. ಗಾಳಿ ವಾಯು ಜ್ಞಾನಕ್ಕೆ ಸಂಕೇತ, ಅದಕ್ಕೆ ವಾಯು ಅಂತ ಅದಕ್ಕೆ ಹೆಸರು. ವಾಯು ಯಾವಾಗಲೂ ಹೇಗೆ ಬೀಸ್ತಾ ಇರುತ್ತೋ ಜ್ಞಾನ ಏನಾಗಿರ್ಬೇಕು, ಯಾವಾಗಲೂ ಕೂಡ ವೃದ್ಧಿ ಆಗ್ತಾ ಇರಬೇಕು. ಜ್ಞಾನ ಮಾತ್ರ ಯಾವಾಗಲೂ ಮೇಂಟೈನ್ ಮಾಡಿಕೊಂಡು, ಮನುಷ್ಯ ಏನೇ ಬರಲಿ ಜ್ಞಾನ ಅಫೆಕ್ಟ್ ಮಾಡ್ಕೊಳ್ಬಾರ್ದು. ನಮ್ಮಲ್ಲಿ ಪದ್ಧತಿ ಇದೆ, ಮಳೆ ಜೋರಾಗಿ ಬರ್ತಿರುತ್ತೆ, ನಾವು ಎಂಟೈರ್ ಬಾರಿ ಕವರ್ ಮಾಡ್ಕೊಳಕ್ಕೆ ಹೋಗೋದಿಲ್ಲ. ಏನು ಮಾಡ್ತೇವೆ ಫಸ್ಟು? ತಲೆ ಕಾಪಾಡ್ಕೊಳ್ಳೋದು ಕಷ್ಟ ಅದು. ಹೋಗ್ತಾನೆ, ಬಿಸಿಲು ಭಾರಿ ಇರುತ್ತೆ. ಛತ್ರಿ ಎಲ್ಲಿ ಇಟ್ಕೋತೇವೆ ಈಗ? ತಲೆ ಮೇಲೆ ಇಟ್ಕೋತೀವಿ. ಯಾಕೆ ತಲೆ ಪ್ರೊಟೆಕ್ಟ್ ಮಾಡಿಕೊಂಡ್ರೆ ಎಂಟೈರ್ ಬಾಡಿ ಪ್ರೊಟೆಕ್ಟ್ ಆಗುತ್ತೆ. ಅದಕ್ಕೆ ಜ್ಞಾನ ಅಂಬೋದು ತಲೆ, ಗೊತ್ತಾಯ್ತಾ? ಜ್ಞಾನ ಯಾವಾಗಲೂ ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂತ ಯಾವುದರಿಂದ ಕಲಿತೆ ನಾನೀಗ? ವಾಯುವಿನಿಂದ ಕಲಿತೆ. ಜ್ಞಾನಂ ಯಥಾ ನನಶ್ಚೇತ ನಾವಕಿರ್ಯೇತ ವಂಗ್ಮನಃ ವಿಷಯೇಷು ಅವಿಶನ್ ಯೋಗಿ ನಾನಾ ಧರ್ಮೇಶು ಸರ್ವತಃ. ಗಾಳಿಯ ಮತ್ತೊಂದು ವೈಶಿಷ್ಟ್ಯ, ಎಲ್ಲ ಕಡೆ ಗಾಳಿ ಬೀಸುತ್ತೆ. ಒಳ್ಳೆಯದ್ರ ಮೇಲೂ ಬೀಸುತ್ತೆ, ಕೆಟ್ಟದ್ರ ಮೇಲೂ ಬೀಸುತ್ತೆ, ಎಲ್ಲದ್ರ ಮೇಲೆ ಗಾಳಿ ಬೀಸಿ ಬರುತ್ತೆ. ಆದ್ರೆ ಏನು ಮಾಡುತ್ತದು? ಯಾವುದರ ಸಂಪರ್ಕನೂ ಜಾಸ್ತಿ ಹೊಂದೋದಿಲ್ಲ, ಗೊತ್ತಾಯ್ತಾ? ಒಳ್ಳೆ ಹೂವಿನ ಮೇಲೆ ವಾಸನೆ ಬರುತ್ತೆ, ಸ್ವಲ್ಪತ್ತಿಗೆ ವಾಸನೆ ಹೋಗಿಬಿಡುತ್ತೆ, ಗಾಳಿಯಲ್ಲಿರೋದಿಲ್ಲ. ಕೆಟ್ಟದ್ರ ಮೇಲೆ ಗಾಳಿ ಬರುತ್ತೆ, ಮತ್ತೆ ಸರಿ ಹೋಗಿಬಿಡುತ್ತೆ. ಅಂದರೆ ಒಳ್ಳೆಯದ್ರ ಮೇಲೆ ಬೀಸಿದ್ರು ಕೂಡ ಅಟ್ಯಾಚ್ಮೆಂಟ್ ಇಟ್ಕೊಳ್ಳೋದಿಲ್ಲ, ಕೆಟ್ಟದ ಮೇಲೆ ಬೀಸಿದ್ರು ಕೂಡ ಅಟ್ಯಾಚ್ಮೆಂಟ್ ಇಟ್ಕೊಂಡಿರೋದಿಲ್ಲ, ತನ್ನ ಪಾಡಿ ತಾನಿರುತ್ತೆ. ಅದಕ್ಕೆ ಲೋಕದ ಬಗ್ಗೆ ಹೇಗಿರಬೇಕು ಅಂದರೆ ಸುಖ ದುಃಖ ಸಮಯ ಕೃತ್ವ ಲಾಭ ಲಾಭವು ಜಯ ಜಯ. ಯಾವುದೇ ಬಂದರೂ ಕೂಡ ಏನಾಗಬಾರ್ದು, ಅಫೆಕ್ಟ್ ಮಾಡ್ಕೋಬಾರ್ದು. ನಮ್ಗೆ ಸುಖ ಬಂದರೂ ನಮಗೆ ಡಿಸ್ಟರ್ಬ್ ಆಗುತ್ತೆ, ದುಃಖ ಬಂದರೂ ಡಿಸ್ಟರ್ಬ್ ಆಗುತ್ತೆ. ಹೋಗ್ತಾ ನಮ್ಮ ಪದ್ಧತಿ ಅದು, ಸುಖ ಬಂದರೂ ಡಿಸ್ಟರ್ಬೆನ್ಸು, ದುಃಖ ಬಂದರೂ ಡಿಸ್ಟರ್ಬೆನ್ಸ್. ನೋಡಿ, ಎಕ್ಸಾಮ್ ಫೇಲ್ ಆಗಿಬಿಟ್ಟಿರ್ತಾನೆ, ಹೋಗ್ತಾನೆ, ಯಾರು ಸಂಧಾನೆ ಮಾಡು ಅಂತಾರೆ. ಹುಡ್ದವ್ರು ಬೈತಾರೆ, ಮೊದಲೇ ಫೇಲ್ ಆಗಿ ಅಳುತ್ತಿದ್ದಾನೆ, ಯಾಕೆ ಹೇಳ್ತೀರಿ ಬಿಡಿ, ದುಃಖ ಪಡ್ತಾನೆ ಬಿಟ್ಬಿಡಿ ಅಂತ ಹೇಳ್ಬಿಡ್ತಾನೆ. ಹೇಳ್ದವ್ರು ಬೈಸ್ಕೊಂಡ್ಬಿಡ್ತಾರೆ, ಸುಮ್ಮನೆ ಆಗಿಬಿಡ್ತಾರೆ. ಇನ್ನೊಂದು ಫಸ್ಟ್ ರ್ಯಾಂಕ್ ಬಂದು ಓಡಾಡ್ತಿರ್ತಾರೆ, ಸಂಧಾನೆ ಮಾಡು ಅಂತ ಹೇಳಕ್ಕೆ ಹೋಗಬೇಡಿ, ಅವಳು ಹುಚ್ಚ, ಅವನು ಸುಖ ಪಡ್ತಿದ್ದಾನೆ, ಅದು ಯಾರು ನೋಡೋದೇ ಇಲ್ಲ, ಅವನಿಗೆ ಆಕಾಶ ಕರೆತಿದ್ದಾನೆ, ಹೇಳಬೇಡಿ ಅಂತಾನೆ. ಸೊ ಫಸ್ಟ್ ರ್ಯಾಂಕ್ ಬಂದರೂ ಸಂಧ್ಯಾ ಒಂದೇ ಕ್ಯಾನ್ಸಲ್, ಫೇಲ್ ಆದರೂ ಸಂಧ್ಯಾ ಒಂದೇ ಕ್ಯಾನ್ಸಲ್, ಹೋಗ್ತಾನೆ. ಅದಕ್ಕೆ ಹೇಳು, ಫಸ್ಟ್ ರ್ಯಾಂಕ್ ಬಂದರೂ ಸಂಧ್ಯಾ ಒಂದು ಬಿಡಬಾರ್ದು, ಫೇಲ್ ಆಗಿದ್ರು ಸಂಧ್ಯಾ ಒಂದು ಬಿಡಬಾರ್ದು. ಯಾತಕ್ಕೆ? ಅದಕ್ಕಿದ್ದು ಸಂಬಂಧನೇ ಇಲ್ಲ. ಅರ್ಥ ಆಯ್ತಾ? ಈಗ ಇದು ದೈವಿಕ ಕಾರ್ಯ, ಅದು ಲೌಕಿಕ ಕಾರ್ಯ. ದೈವ ಕಾರ್ಯಕ್ಕೆ ಯಾವುದು ಏನಾಗಬಾರ್ದು, ಅಫೆಕ್ಟ್ ಮಾಡ್ಕೋಬಾರ್ದು, ತಿಳಿತಾ? ನಾವು ಕೇರ್ಫುಲ್ ಆಗಿರಬೇಕು. ರ್ಯಾಂಕ್ ಬಂದರೂ ಅಷ್ಟೇ, ಫೇಲ್ ಆದರೂ ಅಷ್ಟೇ. ಡ್ರೈವ್ ಮಾಡೋನು ಕಾರ್ ಸೆಕ್ಷನ್ ಬಂತು ಅಂಥೇಳಿ ಟೆನ್ಷನ್ ಮಾಡಿಕೊಂಡ್ರೆ ಕೂತೋರ್ಗತಿ ಏನಾಗಬೇಕು? ಮತ್ತೆ ಡೌನ್ ಬಂತು ಮೇಲೆ ನೋಡ್ತಾ ಕೂತ್ಕೊಟ್ಟು ಹೋಗಿಬಿಡ್ತಾರೆ. ಮತ್ತೆ ಡ್ರೈವಿಂಗ್ ಅಂದರೆ ಡ್ರೈವಿಂಗೇ ಅದು, ಜಸ್ಟ್ ಫ್ಲ್ಯಾಟ್ ರೋಡಲ್ಲೂ ಆಕ್ಸಿಡೆಂಟ್ ಆಗ್ಬೋದು. ಹೋಗ್ತಾನೆ, ಫ್ಲ್ಯಾಟ್ ರೋಡಲ್ಲೂ ಆಗ್ಬೋದು. ಹಿಂದೆ ಹೇಳಿದ್ದೆ, ನಮ್ಮ ಫ್ರೆಂಡ್ ಒಬ್ಬ ಭಾರಿ ಹಿಂದೆ ನ್ಯಾಷನಲ್ ಕಾಲೇಜಲ್ಲಿದ್ದಾಗ ಸೌತ್ ಆಫ್ರಿಕಾಗೆ ಹೋದರು, ಅವರು ಎಕ್ಸ್ಚೇಂಜ್ ಪ್ರೋಗ್ರಾಮ್ಲ್ಲೂ ಹೋದರು. ಅಲ್ಲಿ ಕಾರ್ ತೊಗೊಂಡ್ರು, ಮನೆ ತಂದರು, ದಾರಿ ಸಲ ದಾರಿ ಹತ್ತಿದ್ದಾರೆ, ಪಾರ್ಕ್ ಮಾಡ್ಬೇಕಾದ್ರೆ ಡ್ಯಾಕಿ ಹೊಡೆದು ಆಕ್ಸಿಡೆಂಟ್, ಸ್ಪಾಟ್ ಡೆತ್. ಪಾರ್ಕ್ ಮಾಡಿ ಗ್ಯಾರೇಜ್ ಡಿಕ್ಕಿ ಹೊಡೆದು ಹೋಗ್ಬಿಟ್ಟೆ. ಅದು ಆಕ್ಸಿಡೆಂಟ್ ಎಲ್ಲಿ ಆಗ್ಬೋದು? ಈಗ ಮೇನ್ ರೋಡಲ್ಲಿ ಆಗಬೇಕು ಅಂತಿಲ್ಲ, ಎಲ್ಲಿ ಬೇಕಾದ್ರೂ ತೆಗಬೇಕಾರಬೋದು, ಪಾರ್ಕ್ ಮಾಡ್ಬೇಕಾದ್ರೆ ಆಗ್ಬೋದು. ಆದ್ದರಿಂದ ಕೇರ್ಫುಲ್ ಇದೆ, ಅಷ್ಟು ಕೇರ್ಫುಲ್ ಆಗಿರ್ಬೇಕು ನಾವೀಗ. ಎನಿ ಫ್ರಾಕ್ಷನ್ ಆಫ್ ಎ ಸೆಕೆಂಡಲ್ಲಿ ನಾವು ಅನರ್ಥ ಆಗ್ಬೋದು, ಆದರೆ ಯಾವಾಗಲೂ ಕೇರ್ಫುಲ್ ಆಗಿರ್ಬೇಕು. ಅದು ಪ್ಲೇನ್ ರೋಡೋ ಮಡ್ ರೋಡೋ ಯಾವುದೂ ಅಲ್ಲ, ಫಸ್ಟ್ ಆಫ್ ಆಲ್ ಡ್ರೈವಿಂಗ್ ಸೇಫ್ ಇರಬೇಕು. ಅದು ಗಾಳಿಯಿಂದ ನಾವು ಹೆಂಗೆ ಕಲಿಬೇಕು ಅದು ಪಾಠ ಅಂದರೆ ನಿರ್ಲಿಪ್ತರಾಗಿರ್ಬೇಕು. ಈ ಡ್ರೈವರು ಒಳ್ಳೆ ಸೈಡ್ ಸೀಗ್ ನೋಡ್ತಾ ಕೂತ್ಕೊಂಡು ಏನಾಗಬೇಕು, ಹೋಗ್ತಾ ಹೋಗಿ ಸೈಡ್ ಸೀಗ್ ಮಾಡಿಬಿಟ್ರೆ ಕೂತೋರ್ ಗತಿ ಏನಾಗುತ್ತೆ? ಎಂಥ ಸೀನ್ರಿ ಇತ್ತು ಮುಂದೆ ನೋಡಿ ದಾರಿ ನೋಡಬೇಕಷ್ಟು, ಬೇರೆ ನೋಡಾಗಿಲ್ಲ ಅವ್ರು. ಎಂಥ ಅದು ಬದಲಾಯಿಸ್ಬಾರ್ದು. ಅದಕ್ಕೆ ನಮ್ಮ ಗುರಿಯನ್ನು ಖಚಿತವಾಗಿ ತಿಳ್ಕೊಂಡ್ಬಿಟ್ಟು ನಾವು ಯಾವುದರಲ್ಲೂ ಕೂಡ ಮಗ್ನರಾಗದೇನೆ, ವಾಯು ಹೇಗೆ ಮಗ್ನವಾಗದೆ ಬೀಸುತ್ತೋ ಹಾಗೆ ನಾವು ಮಗ್ನವಾಗದೆ ಬದುಕಬೇಕು. ಅದು ಬಹಳ ಮುಖ್ಯವಾಗಿರ್ತಕ್ಕಂಥ ಗಾಳಿಯಿಂದ ಕಲಿತ ಸಂದೇಶ ಅಂತ ಹೇಳಿದ್ದಾರೆ. ವಿಷಯೇಷು ಆವಿಷನ್ ಯೋಗಿ ನಾನಾ ಧರ್ಮೇಶು ಸರ್ವತಃ. ವಿಷಯಗಳು ಡಿಫರೆಂಟ್ ಟೈಪ್ಸ್ ಇರುತ್ತೆ. ಕೆಲವು ಒಳ್ಳೆ ವಿಷಯ ಇರುತ್ತೆ, ಕೆಟ್ಟ ವಿಷಯ ಇರುತ್ತೆ, ಯಾವುದೋ ಇರುತ್ತೆ. ಹೇಳಿ, ರೋಡ್ ಹೇಗಿರುತ್ತೋ ನಮಗೆ ಗೊತ್ತಿಲ್ಲ. ಆ ಟೈಪ್ ಅಂದರೆ ವೆಹಿಕಲ್ ಮಾತ್ರ ಹೋಗಲೇಬೇಕು, ನಮ್ಮ ಜೀವನ ಸಾಗಲೇಬೇಕು. ಆದ್ದರಿಂದ ಸುಖವಾಗಲಿ ಬಹು ದುಃಖವಾಗಲಿ ಸಖ ನೀನಾಗಿರೋ ಪಾಂಡುರಂಗ, ನಿಖಿಲಾಂತರ್ಗತ ವ್ಯಾಸ ವಿಠಲ ತವ ಮುಖ ಪಂಕಜ ತೋರೋ ಪಾಂಡುರಂಗ. ನಮ್ಮ ಜೀವನದಲ್ಲಿ ಸುಖ ದುಃಖ ಬರ್ತಾನೆ ಇರ್ತಾವಾದ್ರಿಂದ ಸುಖ ಬಂದಾಗ ಉಬ್ಬೋದು, ದುಃಖ ಬಂದಾಗ ಕುಗ್ಗೋದು ಮಾಡಿ ನಮ್ಮ ಜೀವನದ ಗುರಿಯನ್ನು ಮರಿಬಾರದು ಅನ್ನೋದನ್ನು ವಾಯುವಿನಿಂದ ಕಲಿತೆ ಅಂತ ಹೇಳ್ತಾರೆ. ವಾಯುವತ್ ಒಳ್ಳೆ ದೃಷ್ಟಾಂತ ಇದು. ವಾಯುವತ್ ಅಂದರೆ ಮಧ್ವಾಚಾರ್ಯರಂತೆ ತಿಳ್ಕೊಂಡ್ಬಿಟ್ರೆ, ಮಧ್ವಯುಜ ಓದಿ ಅಂತ ತಿಳ್ಕೊಂಡ್ರೆ ತಿಳ್ಕೊಳ್ಳಿ ಅಂತ ಅರ್ಥ. ವಾಯುದೇವರು ಮೂರು ಅವತಾರಗಳಲ್ಲಿ ಹೇಗಿದ್ರಲ್ಲ ಅರ್ಥ ಮಾಡ್ಕೊಳ್ಳಿ. ಎಷ್ಟು ಸುಖವಾಗಿ ರಾಮದೇವರ ಸೇವೆ, ವೇದವ್ಯಾಸ ದೇವರ ಸೇವೆ, ಕೃಷ್ಣನ ಸೇವೆ, ಅವ್ರು ಎಂಥ ಪ್ರಸಂಗದಲ್ಲಿ ಹೇಗೆ ಬಿಡಲಿಲ್ವಲ್ಲ, ಹಾಗಿರಬೇಕು ಅಂತ ಒಳಗಿನ ಇಂಟೆಂಟೆಡ್ ಮೀನಿಂಗ್ ಅದು. ಪಾರ್ಥಿವೇಶ್ವಿಹ ದೇಹೇಶು ಪ್ರವಿಷ್ಟ ತದ್ಗುಣಾಶ್ರಯ ಗುಣೈರ್ನ ಯುಜ್ಯತೆ ಯೋಗಿ ಗಂಧೈರ್ ವಾಯುರಿವ ಆತ್ಮದೃಕ್. ಆತ್ಮದೃಕ್ ಬ್ರಹ್ಮಜ್ಞಾನಿಯಾದವನು ಆಯಾ ವಸ್ತುಗಳ ಒಂದು ವಾಸನೆಗಳಿಂದ ಲಿಪ್ತನಾಗಬಾರದು, ಗಾಳಿಯಿಂದ ಹೇಗೋ ಹಾಗೆ. ಅಂತರ್ಬಹಿಶ್ಚ ಸ್ಥಿರಜಂಗಮೇಶು ಬ್ರಹ್ಮಾತ್ಮ ಭಾವೇನ ಸಮನ್ವಯೇನ ವ್ಯಾಪ್ತಿಯ ಅವ್ಯವಚ್ಛೇದ ವಸಂಗಮಾತ್ಮನೋ ಮುನಿರ್ನಭೋವತ್ ವಿತತಸ್ಯ ಭಾವಯೇ. ಮುಂದೆ ನಭೋವತ್ ಆಕಾಶ, ಪೃಥಿವಿ, ವಾಯು, ಆಕಾಶ. ಆಕಾಶದಿಂದ ಕಲಿತಿದ್ದೇನು? ಅಂತರ್ಬಹಿಶ್ಚ ಸ್ಥಿರಜಂಗಮೇಶು. ಆಕಾಶ ಇಲ್ಲ, ಜಾಗನೇ ಇಲ್ಲ, ಒಳಗೂ ಇದೆ ಹೊರಗೂ ಇದೆ ಆಕಾಶ. ಬ್ರಹ್ಮಾತ್ಮ ಭಾವೇನ ಸಮನ್ವಯೇನ, ಎಲ್ಲ ಕಡೆ ಏನು ಮಾಡ್ತೇವೆ, ಒಬ್ಬ ಬ್ರಹ್ಮಜ್ಞಾನಿ ಆದವನು ಎಲ್ಲಿ ನೋಡಿದ್ರೂ ದೇವರನ್ನೇ ಕಾಣ್ತಾ ಇರಬೇಕು, ಒಳಗೆ ಹೊರಗೆ. ವ್ಯಾಪ್ತಿಯ ಅವಚ್ಛವ್ಯವಚ್ಛೇದ ವಸಂಗಮಾತ್ಮನಃ ಮುನಿರ್ನಭೋವತ್ ವಿತತಸ್ಯ ಭಾವಯೇ. ಪರಮಾತ್ಮ ಹೇಗಿದ್ದಾನೆ ಎಂಬುದನ್ನು ಜ್ಞಾನಿ ಹೇಗೆ ತಿಳ್ಕೋಬೇಕು ಅಂತೆ, ಆಕಾಶ ನೋಡಿ ತಿಳ್ಕೋಬೇಕು. ಆಕಾಶ ಹೇಗಿದೆಯಲ್ಲ ಹಾಗೆ ದೇವರಿದ್ದಾನೆ. ಆಕಾಶ ಇಲ್ಲದ ಜಾಗ ಇಲ್ಲ, ದೇವರಿಲ್ಲದ ಜಾಗ ಇಲ್ಲ, ಆಕಾಶ ಎಲ್ಲ ಕಡೆ ಇದೆ. ಆದರೆ ಏರಾಗೋದು ಆಕಾಶಕ್ಕೆ ಅಫೆಕ್ಟ್ ಆಗೋದಿಲ್ಲ. ಬಾಂಬ್ ಹಾಕಿದ್ರು ಆಕಾಶಕ್ಕೆ ಏನಾರಾಗುತ್ತಾ? ಬಾಂಬ್ ಹಾಕಿದ್ರು ಆಕಾಶಕ್ಕೆ ಏನೂ ಆಗೋದಿಲ್ಲ. ದೇವರು ಎಲ್ಲ ಕಡೆ ಇದ್ದಾನೆ, ಏನೇ ಆದರೂ ದೇವರಿಗೆ ಏನೇನೂ ಆಗೋದಿಲ್ಲ. ಇದು ದೇವರ ವೈಭವ ಅಂತ ತಿಳ್ಕೊಂಡಿರಬೇಕು. ದೇವರು ಯಾವಾಗಲೂ ಏನಾಗ್ತಾನೆ, ಯಾವುದೇ ಒಂದು ದೇಶ ಕಾಲ ಪ್ರಸಂಗಕ್ಕೆ ಪ್ರಸಂಗದ ವಶಾತ್ ಏನಾಗೋದಿಲ್ಲ, ಅಂದರೆ ಲಿಪ್ತನಾಗೋದಿಲ್ಲ. ಅದರ ಸಂಬಂಧದಿಂದ ಪರಮಾತ್ಮ ವಿಕಾರಕ್ಕೊಳಗಾಗೋದಿಲ್ಲ. ನಮಗೆ ಎಕ್ಸಾಂಪಲ್ ಯಾವುದು ಬೇಕು ಅಂದರೆ ಆಕಾಶ ನೋಡಿ, ಆಕಾಶದ ಚೇಂಜ್ ಕಾಣುತ್ತಾ ನಮಗೀಗ? ಕಾಣೋದಿಲ್ಲ. ದೇವರು ಹಾಗಿದ್ದಾನೆ ಅಂತ. ದೇವರು ನಿರ್ವಿಕಾರ, ದೇವರು ಶುದ್ಧ, ದೇವರಿಗೆ ಯಾವುದೇ ವಿಧವಾದ ಉದ್ವೇಗ ಇಲ್ಲ. ಅದೆಲ್ಲದ ಅರ್ಥ ಮಾಡ್ಕೊಳ್ಬೇಕಾದ್ರೆ ಆಕಾಶ ಒಂದು ದೃಷ್ಟಾಂತ ಸಾಕು. ಬಟ್ ಆಕಾಶ ಎಲ್ಲ ಕಡೆಗಿದ್ದೇ ನಮ್ಮನ್ನು ರಕ್ಷಣೆ ಮಾಡ್ತಾ ಇದೆ. ಇದು ಹರಿಕಥಾಭಸ್ತಾರದಲ್ಲಿ ಎಕ್ಸ್ಟೆಂಡ್ ಮಾಡ್ತಾರೆ, ಇದನ್ನು ಸ್ವಲ್ಪ ಉಪಯೋಗ ಮಾಡಿಕೊಂಡು. ಇಲ್ಲಿ ಒಂದೊಂದು ದೃಷ್ಟಾಂತದಿಂದ ಒಂದೊಂದೇ ಕಲಿಬೇಕು ಅಂತಿಲ್ಲ, ಬೇಕಾದಷ್ಟು ಕಲಿಬಹುದು. ಅಲ್ಲಿ ದೃಷ್ಟಾಂತ ಕೊಡ್ತಾ, ದೇವರು ಒಳಗೂ ಇದ್ದಾನೆ, ಹೊರಗೂ ಇದ್ದಾನೆ, ಎಡಕ್ಕೂ ಇದ್ದಾನೆ, ಬಲಕ್ಕೂ ಇದ್ದಾನೆ, ಮೇಲಕ್ಕೂ ಇದ್ದಾನೆ, ಕೆಳಗೂ ಇದ್ದಾನೆ. ಏನ್ರಿ ಇಷ್ಟು ಕಡೆ ಎಲ್ಲ ಇರಲಿಕ್ಕಾಗತ್ತೆ ಅಂತ ಕೇಳಿದರೆ ಇರ್ಬೋದು. ಹೇಗೆ ಹಿಂದೆ ಮುಂದೆ ಎಡಬಲದೆ ಒಳ ಹೊರಗೆ ಇಂದಿರೇಶನು ತನ್ನವರನು ಎಂದೆಂದು ಸಲಹುವನು ಆಗ ಸದವೋಲ್ ಎತ್ತ ನೋಡಿದರು ಆಗ ಸದವೋಲ್. ಎಲ್ಲ ಕಡೆ ಇರೋ ನಾವು ಎಕ್ಸ್ಪೀರಿಯನ್ಸ್ ಪ್ರಾಕ್ಟಿಕಲ್ ದೃಷ್ಟಾಂತ ಇದೆಯಲ್ಲ. ಈಗ ಆಕಾಶ ಇದೆ, ಈಗ ದೇವರು ಆಗಿದ್ದಾನೆ, ಸಿಂಪಲ್. ಇದು ದೇವರು ಎಲ್ಲ ಕಡೆ ಇದ್ದಾನೆ ಮತ್ತು ನಮ್ಗೆ ಅರ್ಥ ಆಗ್ತಿದ್ದಿಲ್ಲ. ಆಕಾಶ ನೋಡಿದ ತಕ್ಷಣ ಏನಾಯ್ತು, ಈಗ ಪ್ರಾಬ್ಲಮ್ ಸಾಲ್ವ್ ಆಯ್ತು. ಓಹೋ, ಇದು ಒಪ್ಪಕ್ಕೆ ಸಾಧ್ಯ ಇದೆ. ಆದರೆ ಆಕಾಶದಿಂದ ಕಲಿಬೇಕಾದ ಪಾಠ, ದೇವರ ಸರ್ವಾಂತರ್ಯಾಮಿತ್ವ, ಸರ್ವವ್ಯಾಪ್ತತ್ವ, ಸರ್ವರಕ್ಷಕತ್ವ, ನಿರ್ವಿಕಾರತ್ವ, ಎಷ್ಟು ವಿಷಯ ಗೊತ್ತಾಗುತ್ತೆ ದೇವರಿಂದ, ದೇವರ ಬಗ್ಗೆ. ಅದಕ್ಕೆ ನಭೋವತ್ ವಿತತಸ್ಯ ಭಾವಹೇ. ದೇವರ ಬಗ್ಗೆ ನಾವು ಒಳ್ಳೆ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೋಬೇಕಾದ್ರೆ ಫ್ರಮ್ ನೋನ್ ಟು ಅನ್ನೋನ್ ಹೋಗ್ಬೇಕು ತಾನೆ. ಇವತ್ತು ಆಕಾಶ ನಮಗೆ ನೋನ್, ಫ್ರಮ್ ನೋನ್ ಆಕಾಶ ಟು ಅನ್ನೋನ್ ಗಾಡ್ ಹೇಗೆ ಚಿಂತನೆ ಮಾಡಬೇಕು ಅಂಬುದನ್ನು ಆಕಾಶದ ದರ್ಶನದಿಂದ ಕಂಡೆ ಅಂತ ಹೇಳಿದ್ರು ಮುಂದಿನ ಭಾಗ. ಅಗ್ನಿಯಿಂದ ಏನು ಕಲಿತೆ, ಅಗ್ನಿಯಿಂದ ಏನು ಕಲಿತೆ ಅಂತ ಹೇಳ್ತಾರೆ. ತೇಜೋ ಅಂಬು ಅನ್ನಮಯೈ ಭಾವೈ ಮೇಘಾದ್ಯೈರ್ ವಾಯುನೈರಿತೈ ನ ಸ್ಪೃಶ್ಯತೆ ನಭಸ್ತದ್ವತ್ ಕಾಲಸೃಷ್ಟೈ ಗುಣೈ ಕುಮಾರ್. ಅದು ತೇಜಸ್ ಆಮೇಲೆ ಹೇಳ್ತಾರೆ, ಒಂದೀರಿಂದ ಹೇಳ್ತಾರೆ. ಸ್ವಚ್ಛ ಪ್ರಕೃತಿ ಸ್ನಿಗ್ಧೋ ಮಾಧುರ್ಯ ತೀರ್ಥವನ್ರುಣ ಮುನಿ ಪುನಾತಿ ಅಘಾನ್ ಮಿತ್ರಂ ಈಕ್ಷಣ ಸ್ಪರ್ಶ ಕೀರ್ತನೈ. ಇದು ನೀರಿನಿಂದ ಕಲಿತ ಪಾಠ. ಸ್ವಚ್ಛ ನೀರು ಹೇಗಿರುತ್ತೆ, ಸ್ವಚ್ಛವಾಗಿರುತ್ತೆ. ಪ್ರಕೃತಿ ತಹ ನೀರು ಸ್ವಚ್ಛ ಮಾಡಲಿಕ್ಕೆ ಇನ್ನೊಂದು ನೀರು ಬೇಕಿಲ್ಲ ನಮಗೆ. ಹೇಗಿರುತ್ತೆ ನೀರು, ಬೈ ಇಟ್ಸ್ ಎಲ್ ಪ್ಯೂರ್ ಪ್ರಕೃತಿ ತಹ ಅಂದರೆ ಬೈ ನೇಚರ್ ಏನಾಗಿರುತ್ತೆ ವಾಟರು, ಪ್ಯೂರ್ ಆಗಿರುತ್ತೆ. ಸ್ನಿಗ್ಧ ಅದು ಕರೆಕ್ಟ್, ಅದು ಬೈ ನೇಚರ್ ವಾಟರ್ ಪ್ಯೂರ್ ಆಗಿರುತ್ತೆ. ಇಂಪ್ಯೂರಿಟಿ ಬರೋದು ವಾಟರ್ ಯಾವುದರಿಂದ, ಬೇರೆ ವಸ್ತುಗಳ ಕಾಂಟ್ಯಾಕ್ಟ್ ಬಂದಾಗ ಆಗುತ್ತೆ. ಇಲ್ಲ ಹೋದರೆ ವಾಟರ್ ಬೈ ಇಟ್ಸ್ ಎಲ್ಫ್ ಏನದು ಪ್ಯೂರ್, ಮೇಲೆ ಪ್ಯೂರೆಸ್ಟ್ ವಾಟರ್ ಅಂದರೆ ಮೇಲೆ ರೇನ್ ವಾಟರ್. ಯಾವಾಗ ಅದು ಬೇರೆ ಮಿಕ್ಸ್ ಆಗ್ತಾ ಬಂದಂತೆ ಏನಾಗ್ತಾ ಹೋಗುತ್ತದೆ, ಆಗ ಅದು ಪೊಲ್ಯೂಟ್ ಆಗಿಬಿಡುತ್ತೆ. ಸೊ ನೀರು ಪ್ರಕೃತಿಯಿಂದ ಶುದ್ಧವಾಗಿದೆ. ಮಾಧುರ್ಯ, ಮಾಧುರ್ಯ ಅಂದರೆ ನಮ್ಗೆ ಸುಖ ಕೊಡೋ ಶಕ್ತಿ ನೀರಿಗಿದೆ, ಬಾಯಾರಿಕೆ ಆಗುತ್ತೆ. ಏನು ಕುಡಿದ್ರೂ ನಮಗೆ ಸಮಾಧಾನ ಆಗೋದಿಲ್ಲ, ನೀರು ಕುಡಿದ್ರೆ ಮಾತ್ರ ಸಮಾಧಾನ ಆಗುತ್ತೆ. ನೀರು ಯಾವ ಶಕ್ತಿ ಇದೆ ಅಂತ ಆಯ್ತು. ಈಗ ಆಚಾರ್ಯ ಮಾಧುರ್ಯ ಶಬ್ದಕ್ಕೆ ತಾತ್ಪರ್ಯದಲ್ಲಿ ಅರ್ಥ ಬರೀತಾರೆ. ಮಧುನಾಮ ಸುಖಂ ವಿಂದ್ಯಾತ್ ಮಾಧುರ್ಯಂ ಸುಖ ಹೇತುತಾ ಅಂತ ಹೇಳ್ತಾರೆ. ಅಂದರೆ ಸುಖ ಕೊಡ್ತಕ್ಕಂಥ ಶಕ್ತಿ ನೀರಿಗಿದೆ. ತುಂಬ ಬಿಸಿಲಾಗಿರುತ್ತೆ, ಕೈಯಲ್ಲಿ ನೀರಲ್ಲಿ ಕೈ ಇಡ್ತಾನೆ, ಆರಾಮ ಅನಿಸುತ್ತೆ. ಸಾಯಂಕಾಲ ತುಂಬ ಸುಸ್ತಾಗಿರುತ್ತೆ, ಸ್ನಾನ ಮಾಡ್ತಾನೆ ಮತ್ತು ಫ್ರೆಶ್ ಆಗ್ತಾನೆ. ನೀರಿಗೆ ಯಾವ ಗುಣ ಇದೆ, ಈಗ ಈ ಫ್ರೆಶ್ನೆಸ್ ಗುಣ ಇದೆ, ಅದಕ್ಕೇನಂತ ಕರೀತಾರೆ, ಮಾಧುರ್ಯಂ ಅಂತ ಕರೀತಾರೆ. ತೀರ್ಥವನ್ ಋಣ ಮುನಿ ಪುನಾತಿ ಅಘಾನ್ ಮಿತ್ರಂ ವೀಕ್ಷಣ ಸ್ಪರ್ಶ ಕೀರ್ತನೈಹಿ. ಜೊತೆಗೆ ನೀರಿಗೆ ಇನ್ನೊಂದು ಶಕ್ತಿ ಇದೆ, ಪಾಪ ಕಡಿತಕ್ಕಂಥ ಶಕ್ತಿ ಇದೆ. ಗಂಗಾ ಸ್ನಾನ ಮಾಡಿದರೆ ಪಾಪ ಹೋಗುತ್ತಾ ಇಲ್ವೋ? ನೀರಿಗೆ ಪಾವಿತ್ರ್ಯ ಇದೆ, ಶುದ್ಧಿ ಕೊಡ ಶಕ್ತಿ ಇದೆ, ಮತ್ತು ಶುದ್ಧಿಯಾಗಿರಬೇಕೆಂಬ ಬೈ ನೇಚರ್ ಇದೆ. ಮತ್ತು ನೀರು ನಮಗೆ ಸುಖ ಕೊಡಬೇಕಾದ್ರೆ ಏನೇನು ಮಾಡಬೇಕು ಅಂದರೆ, ಈಕ್ಷಣ ನೋಡಿದರೂ ಆನಂದ, ಸ್ಪರ್ಶನ ಮುಟ್ಟಿದರೂ ಆನಂದ, ಅದು ಹೆಸರು ಹೇಳಿದರೂ ಆನಂದ, ನಾವು ನೀರಿನಂತೆ ಇರಬೇಕು. ಇದರಿಂದ ಅರ್ಥ ಏನಾಯಿತು ಅಂದರೆ, ನೀರಿನಿಂದ ಹೇಗೆ ನಾವು ಶುದ್ಧಿಯನ್ನು ಪಡಿತೇವೋ, ನಮ್ಮ ಹತ್ರ ಬಂದ ಜನ ಯಾವ ಫೀಲಿಂಗ್ ಬರಬೇಕು ಅವರಿಗೆ, ಇವರಿಂದ ನಮಗೆ ಉಪಯೋಗ ಆಯಿತು ಅನ್ನೋ ಫೀಲಿಂಗ್ ಬರುತ್ತೆ. ಗೊತ್ತಾಯ್ತಾ? ನೀರಿನಂತೆ ನಾವು ಕುಡಿಸಿ ಉಪಯೋಗ ಮಾಡುತ್ತೆ, ಜೊತೆಗೆ ಉಪಯೋಗ ಮಾಡುತ್ತೆ, ನೋಡಿದರೆ ಆನಂದ ಕೊಡುತ್ತೆ. ಆ ರೀತಿಯಲ್ಲಿ ಇನ್ನೊಬ್ಬರಿಗೆ ಸಂತೋಷ ಕೊಡೋ ರೀತಿಯಲ್ಲಿ ಹೇಗೆ ಬದುಕಬೇಕು ನಾವು ಅಂದರೆ ನೀರಿನಂತೆ ಇರಬೇಕು. ಇದು ಅರ್ಥ. ಅದಕ್ಕೆ ಜ್ಞಾನಿಗಳಿಗೆ ಏನು ಹೆಸರು ಬಂತು, ತೀರ್ಥರು ಅಂತಲೇ ಹೆಸರು ಬಂತು. ಆನಂದ ತೀರ್ಥರು, ಜಯ ತೀರ್ಥರು. ಯಾತಕ್ಕೆ ಅಂದರೆ ಈ ವಾಕ್ಯ ನೋಡಿದರೆ ಅರ್ಥ ಆಗುತ್ತೆ. ನೀರಿಗೆ ಏನೇನು ಗುಣ ಇದೆಯೋ, ಜ್ಞಾನಿಗಳಿಗೆ ಏನಿದೆ, ಅಂಥ ಗುಣಗಳು ಪೂರ್ತಿ ಮಟ್ಟದಲ್ಲಿದೆ. ಜಯ ತೀರ್ಥ ವೃಂದಾವನ ದರ್ಶನ ಮಾಡಿ, ರಾಯರ ದರ್ಶನ ಮಾಡಿದ್ವಿ ಅಂತ ಹೇಳ್ತಾರೆ. ಆನಂದ ಸಂತು ಪಾಪ ಹೋಯ್ತಲ್ಲ ನಿಮಗೀಗ, ಅಗಾದ್ರಿ ಸಂಭೇದನ ದೃಷ್ಟಿ ವಜ್ರ ನೋಡಿದರೆ ಸಾಕು, ಯತ್ಪಾದ ಕಂಜರ ದಿವಸ ಪರಿಭೂಷಿತಾಂಗಾಹ. ಅಂದರೆ ನೀರು ಜ್ಞಾನಿಗಳನ್ನು ತೀರ್ಥರು ಅಂತ ಕರೀಲಿಕ್ಕೆ ಒಳ್ಳೆ ದೃಷ್ಟಾಂತವನ್ನು ಭಾಗವತ ಪುರಾಣ ಹೇಳ್ತಾ ಇದೆ. ಸ್ವಚ್ಛ ಪ್ರಕೃತಿತಃ ಸ್ವಚ್ಛ ಪ್ರಕೃತಿತಃ ಸ್ನಿಗ್ಧ, ನೀರಿನ ಸ್ವಭಾವ ಅಂಟುತ್ತದೆ. ಜ್ಞಾನಿಗಳ ಸ್ವಭಾವ ಏನು ಅಂದರೆ ಬೇಗ ಹೊಂದ್ಕೊಂಡ್ಬಿಡ್ತಾರೆ. ನಮ್ಮ ಇದಕ್ಕೆ ಜ್ಞಾನಿಗಳು ಏನಾಗ್ತಾರೆ, ಅಡ್ಜಸ್ಟ್ ಆಗ್ತಾರೆ. ಮಾಧುರ್ಯ ಒಳ್ಳೆ ಆನ ಸುಖವನ್ನು ಕೊಡ್ತಾರೆ. ಆದ್ರೆ ಅರ್ಥ ಮಾಡಿಕೊಂಡೆ, ಈ ಮಾತನ್ನು ಅರ್ಥ ಮಾಡಿಕೊಂಡಾಗ ವಾಲ್ಮೀಕಿ ರಾಮಾಯಣದಲ್ಲಿ ಒಂದು ಶ್ಲೋಕ ಬರುತ್ತೆ. ವಾಲ್ಮೀಕಿಗಳು ಸ್ನಾನಕ್ಕೆ ಅಂತ ಹೋಗ್ತಾರೆ, ಗಂಗಾ ಸ್ನಾನಕ್ಕೆ ಅಂತ ಹೋಗ್ತಾರೆ. ದಾರಿಯಲ್ಲಿ ತಮಸಾ ನದಿ ಸಿಗುತ್ತೆ, ತಕ್ಷಣ ನೋಡ್ತಾರೆ, ಇವತ್ತು ಇಲ್ಲೇ ಸ್ನಾನ ಮಾಡ್ತೀನಿ ಅಂತ ಹೇಳ್ತಾರೆ. ನೀರು ಹೇಗಿದೆ ನೋಡು, ಶಿಷ್ಯನಿಗೆ ಹೇಳ್ತಾರೆ ನೀರು ಹೇಗಿದೆ ನೋಡು. ಅಕರ್ದಮ ವಿಧಂ ತೀರ್ಥಂ ಭರದ್ವಾಜ ನಿಶಾಮಯ, ನೀರು ಸ್ವಚ್ಛವಾಗಿದೆ, ತಿಳಿಯಾಗಿದೆ, ಹೇಗಿದೆ ಗೊತ್ತಾ? ಪ್ರಸನ್ನಾಂಬು ರಮಣೀಯಂ ಪ್ರಸನ್ನಾಂಬು ಸನ್ಮನುಷ್ಯ ಮನೋಯಥ, ಸತ್ಪುರುಷರ ಮನಸ್ಸಿದ್ದಾಗಿದೆ ಅಂತ ಹೇಳ್ತಾರೆ. ಗೊತ್ತಾ ಎಷ್ಟು ಒಳ್ಳೆ ದೃಷ್ಟಾಂತ ಇದರಿಂದ ಬಂದ ಮಾತದ್ದು. ಸತ್ಪುರುಷರ ಮನಸ್ಸು ಹೇಗಿರುತ್ತೆ? ತಿಳಿಯಾದ ಮನಸ್ಸು ಅಂತಾರೆ, ತಿಳಿಯಾದ ಮನಸ್ಸು. ಅಲ್ಲಿ ಕೆಸರಿಲ್ಲ, ಇಲ್ಲಿ ಕೆಸರಿಲ್ಲ, ಕಾಮಕ್ರೋಧಾದಿಗಳಿಂದ ಅವರು ತಿಳಿಯಾಗಿರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಸಜ್ಜನರ ಮನಸ್ಸು ಅಂದರೆ ತೀರ್ಥ ಇದ್ದಾಗಿರುತ್ತೆ. ಸೊ ನೀರಿನಿಂದ ಕಲಿಬೇಕಾದ ಪಾಠ ನಾವು ಯಾವಾಗಲೂ ಕೂಡ ನಾವು ನಿರ್ಮಲವಾಗಿರಬೇಕು. ನಮ್ಮ ಕಾಂಟ್ಯಾಕ್ಟ್ ಬಂದವ್ರನ್ನ ಏನು ಮಾಡಬೇಕು, ನಾವು ಶುದ್ಧರನ್ನಾಗಿ ಮಾಡಬೇಕು. ಅದು ನೀರಿನಿಂದ ಕಲಿಬೇಕಾದ ಪಾಠ. ತೇಜಸ್ವಿ ತಪಸಾದೀಪ್ತ ದುರ್ಧರ್ಷೋ ದೂರಭಾಜನ ಸರ್ವಭಕ್ಷೋಪಿ ಯುಕ್ತಾತ್ಮ ನಾದತ್ತೇ ಪಾಪಮಗ್ನಿವತ್. ಅಗ್ನಿಯಂತೆ ಇರಬೇಕು ನಾವು. ಅಗ್ನಿ ಅಂತಿರೋದೇನು? ಅಗ್ನಿ ಏನು ಮಾಡುತ್ತೆ? ತೇಜಸ್ವಿ, ಒಳ್ಳೆ ತೇಜಸ್ಸನ್ನು ಕಾಣ್ತೇವೆ ಅಗ್ನಿಯೊಳಗೆ. ತಪಸಾ ದೀಪ್ತ, ಹಡಿತಾ ಇರುತ್ತೆ ಅಗ್ನಿ. ದುರ್ಧರ್ಷ, ಇನ್ನೊಬ್ರು ಮುಟ್ಟಾಗಿಲ್ಲ ಅಗ್ನಿನ. ಅಗ್ನಿನ ಬರಿಕೆಯಲ್ಲಿ ಯಾರು ತಂದವ್ರು ಉಂಡಿದ್ದೀರಾ? ಅಗ್ನಿ ತೊಗೊಂಬಂದ್ರೆ ಬರಿಕೆಯಲ್ಲಿ ಅವನು ತಂದವನಿದ್ದಾನ, ತಂದ ಕೈ ಸುಟ್ಕೊಳ್ತಾ ಇರ್ತಾನ. ದುರ್ಧರ್ಷ, ಮುಟ್ಲಕ್ಕಾಗೋದಿಲ್ಲ. ದೂರಭಾಜನ, ಅಗ್ನಿನ ಏನೇ ಮಾಡಿದ್ರು ಹ್ಯಾಕ್ ಸೇವೆ ನಾವು ಉಪಯೋಗ ಮಾಡ್ಕೋಬೇಕು, ಅದನ್ನು ಮುಟ್ಟದಂತೆ ಮಾಡಬೇಕು ಉಪಯೋಗ. ಮುಟ್ಟಿ ಉಪಯೋಗ ಮಾಡ್ಕೊಳ್ಳೋಕೆ ಬರೋದಿಲ್ಲ ಅಗ್ನಿನ. ಅಗ್ನಿ ಇದ್ದಾಗಿರಬೇಕು, ಅಗ್ನಿ ತೇಜಸ್ವಿಯಾಗಿದೆ, ತೇಜಸ್ವಿಗಳಾಗಿರಬೇಕು. ಅಗ್ನಿ ಹೇಗಿದೆ, ಹೊಡಿತಾ ಇದೆ, ನಾವು ಹೊಡಿತಾ ಇರಬೇಕು. ಅಗ್ನಿ ಹೇಗಿದೆ, ಯಾರು ಅಟ್ಯಾಕ್ ಮಾಡೋಕ್ಕಾಗೋದಿಲ್ಲ, ಯಾರು ಅಟ್ಯಾಕ್ ಮಾಡಬಾರ್ದು ನಮ್ಮನ್ನು, ಆ ರೀತಿ ಇರಬೇಕು. ದೂರಭಾಜನ, ದೂರದಿಂದ ನಮ್ಮನ್ನು ಸೇವಿಸಾಗಿರಬೇಕೆ ಹೊರತು ನಾವು ಹೋಗಿ ಏನು ಮಾಡಬಾರ್ದು, ಅವ್ರ ಕಾಂಟ್ಯಾಕ್ಟ್ ನಾವಾಗಿ ಹೋಗಬಾರ್ದು. ಇವತ್ತು ನಮ್ಮ ಜನ ಆಗಲ್ಲ, ಎಲ್ಲೋ ಕೂತವನು ಹೋಗಿ ಅವ್ರು ಸುಮ್ಮನೆ ಮೈ ಮೇಲೆ ಬಿದ್ದು ಹಾಳು ಮಾಡ್ಕೊಂಡ್ಬಿಡ್ತಾರೆ. ಅಗ್ನಿ ಇದ್ದಾಗಿರಬೇಕು ಅಂತ ಹೇಳಿದ್ರಿಂದ ನಮ್ಮ ತೇಜಸ್ಸಾಗಿರಬೇಕು. ಇನ್ನೊಬ್ಬರಿಂದ ನಾವು ಯಾವ ಕಾಲಕ್ಕೂ ಆಕ್ರಮಣಕ್ಕೆ ಒಳಗಾಗಬಾರ್ದು. ಅದಕ್ಕೆ ಸಾಮಾನ್ಯವಾಗಿ ಹಿಂದಿನ ಕಾಲಕ್ಕೆ ಬ್ರಹ್ಮಚಾರಿಗಳನ್ನು ಬೊಟ್ಟುಗಳನ್ನ ಏನಂತ ಕರಿತಿದ್ರು, ಅಗ್ನಿ ಅಂತ ಕರಿತಿದ್ರು. ಅಗ್ನಿರ್ ಮಾನವ ಕಹ, ಈ ಒಟ್ಟು ಹೇಗಿದ್ದಾರೆ ಅಂದರೆ ಬೆಂಕಿ ಇದ್ದಾಗಿದ್ದಾನೆ ಅಂತ ಹೇಳಿದ್ರು. ಬೆಂಕಿ ಇದ್ದಾಗಿದ್ದಾನೆ ಅಂತೇಳಿ ಏನರ್ಥ? ಶುದ್ಧವಾಗಿದ್ದಾನೆ, ತೇಜಸ್ವಿಯಾಗಿದ್ದಾನೆ, ಅವನ ಅಟ್ಯಾಕ್ ಮಾಡಕ್ಕೆ ನಾವು ಬರೋದಿಲ್ಲ, ಅವನ ತಪಶಕ್ತಿ ಇದೆ. ತಪಸ್ಸಾ ದೀಪ್ತ, ನಮಗೆ ತೇಜಸ್ಸು ಇತ್ಯಾದಿ ಬರೋಕ್ಕಾರೆ ಏನು ಮಾಡಬೇಕು? ತಪಸ್ಸು ಮಾಡಿದರೆ ಸಿದ್ಧಿ ಬರುತ್ತೆ, ತಪಸ್ಸು ಮಾಡಿದರೆ ವರ್ಚಸ್ಸು ಬರುತ್ತೆ. ಅದಕ್ಕೆ ಬ್ರಹ್ಮ ವರ್ಚಸ್ಸು ಅಂತ ಅದಕ್ಕೆ ಕರೆದಿರು. ಇವತ್ತು ಅಧ್ಯಯನ ಮಾಡಿದಾಗ ಬರೋ ವರ್ಚಸ್ ಇದೆಯಲ್ಲ, ಅದು ಏನು ಮೇಕಪ್ ಮಾಡಿಕೊಂಡ್ರೂ ಬರೋದಿಲ್ಲ. ಅರ್ಥ ಆಯ್ತಾ? ಈಗ ಎಷ್ಟು ಮೇಕಪ್ ಮಾಡಿಕೊಂಡ್ರೂ ಬರೋ ವರ್ಚಸ್ಸು ಬೇರೆ, ಓದಿದರೆ ಬರೋ ವರ್ಚಸ್ಸು ಬೇರೆ. ಅರ್ಥ ಆಯ್ತಾ? ಈಗ ಒಳ್ಳೆ ಫಸ್ಟ್ ಕ್ಲಾಸ್ ಅಲಂಕಾರ ಮಾಡ್ಕೊಂಬಂದಿರ್ತಾನೆ, ಒಂದು ಪ್ರಶ್ನೆಗೆ ಉತ್ತರ ಕೊಡಕ್ಕೆ ಬರೋದಿಲ್ಲ ಅವನಿಗೆ. ಇನ್ನೊಬ್ಬನು ಕುಂಟ, ಕುಂಟ ಕಪ್ಪಿರ್ತಾನೆ, ಮುಖ ಒಂದು ಕಣ್ಣು ಬೇರೆ ಕಾಣಿಸೋದಿಲ್ಲ. ಕೇಳಿದ ಪ್ರಶ್ನೆಗಳ ಉತ್ತರ ಕೊಡ್ತಾರೆ, ಅವನು ಕಟ್ಟ ಇವ್ರಿಗೆ ಭಯ ಆಗುತ್ತೆ. ಎಂಥ ಬ್ರೈಟ್ ಅಂತ ಕರೀತಾರೆ ಅವ್ರು, ಡಾರ್ಕ್ ಫಲ ಬಿಕಮ್ಸ್ ಬ್ರೈಟ್. ಇವನು ಡಲ್ ಅಂತ ಇವನು ಏನಂತ ಕರೀತಾರೆ? ಡಲ್ ಅಂತ ಕರೀತಾರೆ. ಅರ್ಥ ಆಯ್ತಾ? ಸೊ ಜ್ಞಾನದ ಬ್ರೈಟ್ನೆಸ್ಸೇ ಬೇರೆ, ಬೇರೆದರ ಬ್ರೈಟ್ನೆಸ್ಸೇ ಬೇರೆ. ಅದಕ್ಕೆ ನಾವು ಯಾವುದರಿಂದ ಬ್ರೈಟ್ ಆಗಬೇಕು ಅಂದರೆ, ತಪಸಾ ದೀಪ್ತ, ತಪಸಾ ದುರ್ಧರ್ಷ, ತಪಸಾ ದೂರಭಾಚರ. ಮೊದಲು ಅವನ ಕಂಡ ತಮಾಷೆ ಮಾಡ್ತಿರ್ತಾರೆ, ಅವನು ಎಲ್ಲ ಪ್ರಶ್ನೆ ಉತ್ತರ ಕೊಟ್ಟು ಯಾರೋ ಹತ್ರ ಹೋಗೋದಿಲ್ಲ. ಆಮೇಲೆ ಏನಂತಾರೆ, ಅವನು ಯಾರು ಸ್ವಲ್ಪ ಮೊದಲು ಅಣಕಿಸ್ತಾರೆ ಸ್ವಲ್ಪ ನಡೀತಾ ಇರ್ತೀನಿ, ಏನೋ ಮಾಡ್ತಿರ್ತಾರೆ, ಅವ್ರು ಏನು ಮಾಡೋದಿಲ್ಲ. ಏನದು ಮ್ಯಾಕ್ಸಿಮಮ್ ರೆಸ್ಪೆಕ್ಟ್ ಸಿಗುತ್ತೆ ಅವನಿಗೆ. ಯಾತಕ್ಕೆ? ಅವ್ನು ನೋಡೋದಕ್ಕಿಂತ ಸಿಕ್ಕಲಿಲ್ಲ. ಯಾವುದರಿಂದ ಸಿಕ್ತೋ? ಜ್ಞಾನದಿಂದ ಸಿಕ್ತು. ಅದಕ್ಕೆ ಜ್ಞಾನದಿಂದ ಹೇಗಿರಬೇಕು? ಅಗ್ನಿ ಇದ್ದಾಗಿರಬೇಕು. ಅಗ್ನಿ ಯಾವುದರ ಸಂಕೇತ? ಜ್ಞಾನದರ ಸಂಕೇತ. ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ, ಜ್ಞಾನವನ್ನು ಅಗ್ನಿ ಅಂತಾರೆ. ಅಂತ ಆ ರೀತಿ ಇದ್ದು ಬಿಟ್ಟರೆ ಮನುಷ್ಯ ಎಂದೂ ಕೂಡ ಏನಾಗೋದಿಲ್ಲ, ಜನಗಳ ಮಧ್ಯೆ ಸಾಮಾನ್ಯ ವ್ಯಕ್ತಿ ಅಂತ ಕಾಣೋದಿಲ್ಲ. ಕ್ವಚಿತ್ ಛನ್ನ, ಕ್ವಚಿತ್ ಸ್ಪಷ್ಟ, ಉಪಾಸ್ಯ ಶ್ರೇಯ ಇಚ್ಛತಾಂ ಭುಂಕ್ತೆ ಸರ್ವತ್ರ ದಾತೃಣಾಂ ದಹನ್ ಪ್ರಾಗ್ ಉತ್ತರಾಶುಭಂ. ಅಗ್ನಿಯ ಮತ್ತೊಂದು ವೈಶಿಷ್ಟ್ಯ ಅಂದರೆ ಅದು ಏನು ಸಿಕ್ಕರೂ ಸುಟ್ಟಾಕಿಬಿಡುತ್ತೆ. ಜ್ಞಾನಿ ಹೇಗಿರ್ತಾನೆ ಗೊತ್ತಾ? ಎಂಥ ಪಾಪವನ್ನು ಗೆಲ್ಲೋ ಶಕ್ತಿ ಅವನಿಗಿದೆ. ಎರಡು ತನಗೂ ಪಾಪ ಬರದಂತೆ ನೋಡ್ಕೊಡ್ತಾನೆ, ತನ್ನ ಹತ್ರ ಬಂದವರಿಗೂ ಕೂಡ ಪಾಪ ಪರಿಹಾರ ಆಗ ನೋಡ್ಕೋತಾನೆ. ಇದು ಜ್ಞಾನಿಯ ವೈಶಿಷ್ಟ್ಯ. ಆದ್ದರಿಂದ ಜ್ಞಾನಿಗಳು ಅಗ್ನಿಯಂತೆ ಇರಬೇಕು. ಸ್ವಮಾಯೆಯ ಸೃಷ್ಟವಿಧಂ ಸದಸಲ್ಲಕ್ಷಣಂ ವಿಹು ಪ್ರವಿಷ್ಟ ಈಯತೆ ತತ್ತತ್ ಸ್ವರೂಪೋ ಅಗ್ನಿರಿವ ಇಹಸಿ. ಅದು ಮುಗಿತು ಅಂದರೆ ಒಂದೊಂದನ್ನು ಮೂರ್ನಾಲ್ಕು ಮೂರ ಕಲಿತೆ ಅಂತ ಹೇಳ್ತಾರೆ. ಇಲ್ಲಿ ಒಂದೊಂದೇ ಹೇಳ್ತಿರೋದಷ್ಟೇ. ವಿಸರ್ಗಾದ್ಯಾಹ ಶ್ಮಶಾನಾಂತಾಹ ಭಾವಾಹ ದೇಹಸ್ಯ ರಾತ್ಮನಃ ಕಲಾನಾಮಿವ ಚಂದ್ರಸ್ಯ ಕಾಲೇನ ಅಲಕ್ಷ್ಯ ವರ್ತ್ಮನ. ಚಂದ್ರನಿಂದ ಏನು ಕಲ್ತಿದ್ದು ಅಂತ ಪ್ರಶ್ನೆ ಈಗ. ಚಂದ್ರನಿಂದ ಏನು ಕಲ್ತಿದ್ದು? ಚಂದ್ರನ ಅಬ್ಸರ್ವ್ ಮಾಡ್ತಾ ಇರಬೇಕು. ಶುಕ್ಲಪಕ್ಷದಲ್ಲಿ ಚಂದ್ರ ಏನಾಗ್ತಾನೆ? ಬೆಳೀತಾ ಹೋಗ್ತಾನೆ. ಕೃಷ್ಣಪಕ್ಷದಲ್ಲಿ ಏನಾಗ್ತಾನೆ? ಕ್ಷೀಣಿಸ್ತಾ ಹೋಗ್ತಾನೆ. ನಾನು ನೋಡಿದೆ, ಅದನ್ನು ಅರ್ಥ ಮಾಡಿಕೊಂಡೆ. ಆ ವೃದ್ಧಿ ಮತ್ತು ಕ್ಷಯ ಯಾವುದಕ್ಕದು? ಚಂದ್ರ ಮಂಡಲಕ್ಕೆ ಹೊರತು ಯಾರಿಗಲ್ಲ? ಚಂದ್ರನಿಗಲ್ಲ. ಚಂದ್ರ ಮಂಡಲಕ್ಕೆ ವೃದ್ಧಿ ಕ್ಷಯಗಳೇ ಹೊರತು ಚಂದ್ರನಿಗೆ ವೃದ್ಧಿ ಕ್ಷಯಗಳಲ್ಲ. ಅದೇ ರೀತಿ ನಮ್ಮ ದೇಹದಲ್ಲಿ ಬಾಲ್ಯ ಯೌವನ ವೃದ್ಧಾಪ್ಯ ಎಲ್ಲ ಯಾರಿಗಿದು? ನಮ್ಮ ದೇಹಕ್ಕೆ ಹೊರತು ಜೀವಕ್ಕಲ್ಲ. ಎಷ್ಟು ಒಳ್ಳೆ ಎಕ್ಸಾಂಪಲ್ ಕೊಡ್ತಾರೆ. ಚಂದ್ರಮಂಡಲ ಚಂದ್ರಮಂಡಲನೇ, ಆದರೆ ವೃದ್ಧಿ ಗ್ರಹಾಸ ಕಾಣೋದಲ್ಲ ನಮಗೇನದು, ಚಂದ್ರನಿಗಾಗುತ್ತೆ ತಿಳ್ಕೊಂಡ್ಬಿಡ್ತೇವೆ. ಚಂದ್ರನಿಗಾಗೋದಲ್ಲ, ಚಂದ್ರಮಂಡಲಕ್ಕೆ ನಮ್ಮ ದೃಷ್ಟಿಯಿಂದ ಆಗೋದಷ್ಟೇ. ಆದ್ದರಿಂದ ನಾವು ಯಥಾ ದೇಹಿನೋಸ್ಮಿನ್ ಯಥಾ ದೇಹೆ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನಮುಖ್ಯತೆ ಭಗವದ್ಗೀತೆ. ನಮ್ಮ ದೇಹಕ್ಕಾಗೋ ವಿಕಾರಣ ಏನು ತಿಳ್ಕೊತೇವೆ ನಾವೀಗ? ನಮಗೇನು ತಿಳ್ಕೊಂಡ್ಬಿಡ್ತೇವೆ, ನಮಗಲ್ಲ ಆಗಿರೋದು. ಯಾವುದಕ್ಕಾಗಿರೋದು? ಅದು ದೇಹಕ್ಕಾಗಿದೆ ಅಂತೇಳಿ ಆಚಾರ್ಯ ದೃಷ್ಟಾಂತ ಕೊಡ್ತಾರೆ. ಒಂದ್ಸರಿ ಹೋದ, ಎಲ್ಲ ಕಪ್ಪು ಪೇಂಟ್ ಇತ್ತು, ಇವತ್ತಲ್ಲ ಹೋಳಿ ಬಂದಾಗ ಏನು ಮಾಡಿಬಿಡ್ತಾರೆ? ಬಣ್ಣ ಹಚ್ಕೊಂಡ್ಬಿಡ್ತಾರೆ. ನೋಡೋರಿಗೇನು ಸಹ, ಅಯ್ಯೋ ಹೀಗಾಗ್ಬಿಟ್ಟು ನಗ್ತಿರ್ತಾರ ನೆತ್ತಕ್ಕೆ. ಅವ್ರು ಏನಕ್ಕೆ ಗೊತ್ತ ಅವನಿಗೀಗ ಇದಾಗಿರೋದೆಲ್ಲ? ಯಾವುದಕ್ಕೆ? ನಮ್ಮ ದೇಹಕ್ಕೆ. ಅದು ಕೂಡ ಟೆಂಪರರಿ, ಸ್ನಾನ ಮಾಡಿದ್ರೆ ಹೋಗಿಬಿಡುತ್ತೆ. ಎಷ್ಟು ಗೊತ್ತ ಅವರಿಗೆ? ಅದಕ್ಕೆ ಎಷ್ಟು ವಿಕಾರ ಆದರೂ ಎಂಜಾಯ್ ಮಾಡ್ತಿರ್ತಾನೆ. ಅದೇ ರೋಗ ಆಗಿಬಿಟ್ರೆ ಗೋಳಾಗಿ ಶುರು ಮಾಡಿಬಿಡ್ತಾನೆ. ಆಮೇಲೆ ಗುಣ ಆಗಿಬಿಡು, ಓ ಆಸ್ಪತ್ರೆ ಹುಡುಕಿದ್ದು ಹುಡುಕಿದ್ದೆ, ಹತ್ರ ಬಂದು ಯಾರು ಹತ್ರ ಬರೋದು ಅಸಹ್ಯ ಬಂದ್ಬಿಡುತ್ತೆ. ಇದಾಗಿರೋದು ಏನಂತ ಕೇಳಿ ಏನು ಗೊತ್ತಿದೆ ಅವನಿಗೆ? ಎಂಜಾಯ್ ಮಾಡ್ತಾನೆ. ಯಾತಕ್ಕೆ ಎಂಜಾಯ್ ಮಾಡ್ತಾನೆ? ಮೇಲೆ ಬಣ್ಣ ಬಿದ್ದು ನನಗಾಗಿಲ್ಲ ಇದು. ಯಾವುದಕ್ಕಾಗಿದೆ? ದೇಹಕ್ಕಾಗಿದೆ, ದೇಹಕ್ಕಾಗಿದೆ. ಮತ್ತು ಅದು ನಿಜವಾಗ ನ್ಯಾಚುರಲಿ ಆಗಿದ್ದಲ್ಲ, ಬಿಕಾಸ್ ಆಫ್ ದಿ ಕಾಂಟ್ಯಾಕ್ಟ್ ವಿತ್ ಕಲರ್ ಆಗಿದೆ ಅಷ್ಟೇ. ಅದು ಹೋದ ತಕ್ಷಣ ಹೋಗಿಬಿಡುತ್ತೆ ಅಷ್ಟೇ. ಅದು ಜ್ಞಾನಿಗಳು ವೃದ್ಧರಾದರೆ ಏನು ಮಾಡ್ತಾರೆ? ಎಂಜಾಯ್, ಹೇಗಿದ್ರೆ ಎಂಜಾಯ್ ಮಾಡ್ತಾರೆ. ಯಾಕೆ? ಜೀವಕ್ಕಾಗಿದ್ದಲ್ಲ, ಯಾವುದಕ್ಕದು? ದೇಹಕ್ಕಾಗಿರೋದಷ್ಟೇ. ಅದು ನಮಗೆ ದುಃಖಕ್ಕೆ ಕಾರಣವಾಗದೇನೆ ಸುಖಕ್ಕೆ ಕಾರಣವಾಗುತ್ತೆ. ಹೋಲಿ ಎಂಬುದೇನೆ ಆಕ್ಚುಲಿ ಅದು ಆಟ ಹೊತ್ತಾನೆ, ಎಂಜಾಯ್ಮೆಂಟ್ ಅದು. ಆ ರೀತಿಯಲ್ಲಿ ಜೀವನದಲ್ಲಿ ನಮ್ಮ ದೇಹಗಳನ್ನು ಎಂಜಾಯ್ ಮಾಡೋದು ಕಲಿಬೇಕೆ ಹೊರತು ದುಃಖ ಪಡಬಾರ್ದು. ವಿಸರ್ಗ ಅಂದ್ರೆ ಸೃಷ್ಟಿ, ಶ್ಮಶಾನ ಅಂತಂದ್ರೆ ಸಾವು. ಹುಟ್ಟು ಸಾವುಗಳು ಎಲ್ಲವೂ ಕೂಡ ಆಗೋದು ದೇಹಕ್ಕೆ ಹೊರತು ಜೀವಕ್ಕಾಗೋದಿಲ್ಲ. ಜೀವ ಸ್ವರೂಪತಃ ಯಾರವನೋ ನಿತ್ಯ. ಜೀವನಿಗೆ ಸೃಷ್ಟಿಯೂ ಇಲ್ಲ, ಅವನಿಗೆ ನಾಶವೂ ಇಲ್ಲ. ಸೃಷ್ಟಿ ನಾಶ ಆದಿಗಳೆಲ್ಲ ಆಗ್ತಿರೋದು ಬರೀ ದೇಹಕ್ಕೆ ಮಾತ್ರ ಅಂತ ತಿಳ್ಕೊಂಡ್ರೆ ಅರ್ಜುನ ಕೃಷ್ಣ ಹೇಳಿ ದೊಡ್ಡ ತತ್ವ ಅದು. ಇವರು ಸಾಯ್ತಾರೆ ಸಾಯ್ತಾರೆ, ಇವ್ರು ಯಾರು ಸಾಯೋದಲ್ಲಿ ಯೋಚನೆ ಮಾಡಬೇಡ. ಸಾಯೋದೆಲ್ಲ ಏನು? ದೇಹ ಮಾತ್ರ. ಭೀಷ್ಮ ದ್ರೋಣಾದಿಗಳು ಏನಾಗೋದಿಲ್ಲ, ಎಂದೂ ಸಾಯೋದಿಲ್ಲ. ಆಗ ಅರ್ಜುನನಿಗೆ ಏನಾಯ್ತಾಗ ಧೈರ್ಯ ಬಂತು. ಓ, ಯುದ್ಧ ಮಾಡೋದಕ್ಕೆ ಒಂದು ಧೈರ್ಯ, ಒಂದು ಎಷ್ಟು ಪ್ರಶ್ನೆಯಲ್ಲಿ ಒಂದು ಫಲಕ್ಕೆ ಸಾಲವಾಯ್ತು. ಅದರಿಂದ ಕಾಲೇನ ಕಾಲನ ದ್ಯೋಹ ವೇಗೇನ ಭೂತಾನಾಂ ಪ್ರಭಾವಾಪ್ಯಯೌ ನಿತ್ಯವೋಪಿ ನ ದೃಶ್ಯೇತೆ ಆತ್ಮನೋ ಅಗ್ನೇರ್ ಯಥಾರ್ಚಿಷಾಂ ಗುಣೈರ್ಗುಣಾನ್ ಉಪಾದತ್ತೆ ಯಥಾ ಕಾಲಂ ವಿಮುಂಚತಿ ನತೇಷು ಸಜ್ಜತೆ ಯೋಗಿ ಗೋಭಿರ್ಗಾಯುವ ಗೋಪತಿ. ಇನ್ನು ಗೋಪತಿ ಅಂದರೆ ಸೂರ್ಯ. ಸೂರ್ಯನಿಂದ ಏನು ಕಲಿತೆ? ಸೂರ್ಯ ಏನು ಮಾಡ್ತಾನೆ? ಯಥಾ ಕಾಲಂ ವಿಮುಂಚತಿ, ನೀರನ್ನು ಹೀರ್ಕೊತಾನೆ ಸೂರ್ಯ. ನೀರನ್ನು ಮತ್ತೆ ಬಿಡ್ತಾನೆ. ನೀರೆಲ್ಲ ಆವಿಯಾಗಿ ಹೋಗೋದು ಮೇಲಕ್ಕೆ ಯಾರಿಂದ? ಸೂರ್ಯನಿಂದ. ಅದು ಕ್ಲೌಡಾಗಿ ಫಾರಂ ಆಗುತ್ತೆ. ಮುಂದೇನಾಗುತ್ತೆ ಮತ್ತೆ ವಾಪಸ್ಸು? ಎಲ್ಲ ನೀರಾಗಿ ಬಿಡೋದು. ಸೂರ್ಯನಿಂದ ಮೇಲಕ್ಕೆ ಹೋಗೋದು, ಸೂರ್ಯನಿಂದ ಬರೋದು. ಇವತ್ತು ಆ್ಯಕ್ಚುಲಿ ನಮಗೆ ದಕ್ಷಿಣಾಯನ ಉತ್ತರಾಯಣ ಅಂತ ಮಾಡಿದ್ದಾನೆ. ಉತ್ತರಾಯಣದಲ್ಲಿ ಸೂರ್ಯ ಏನು ಮಾಡ್ತಾನೆ? ನೀರೆಲ್ಲ ಹಿಡ್ಕೊಂಡ್ಬಿಡ್ತಾನೆ. ದಕ್ಷಿಣಾಯನದಲ್ಲಿ ಏನು ಮಾಡ್ತಾನೆ? ಮಳೆಯಾಗಿ ಕೊಡ್ತಾನೆ. ಮತ್ತೆ ನೀರು ಹಿಡ್ಕೊತಾನೆ, ಮಳೆ ಕೊಡ್ತಾನೆ. ಅದು ಹೇಗೆ ಅಂದರೆ, ನಾವು ಬೋರ್ವೆಲ್ಲಿಂದ ಟ್ಯಾಂಕ್ ಫಿಲಪ್ ಮಾಡಿ ವಾಪಸ್ ಕೊಟ್ಟರೆ ಹಾಗೋ ಹಾಗೆ. ಅದೆಲ್ಲ ಏನದು? ಟ್ಯಾಂಕ್ ಫಿಲಪ್ ಮಾಡೋ ಪ್ರೋಸೆಸ್, ಆಮೇಲೆ ರಿಲೀಸ್ ಮಾಡೋ ಪ್ರೋಸೆಸ್. ಸೂರ್ಯ ಹೇಗೆ ಮಾಡ್ತಾನೆ? ಅದೇ ರೀತಿಯಲ್ಲಿ ನತೇಷು ಸಜ್ಜತೆ ಯೋಗಿ ಗೋಭಿರ್ ಗೋ ಗಾಯುವ ಗೋಪತಿ. ಇಷ್ಟಾದ್ರೂ ಸೂರ್ಯ ನೀರನ್ನು ಮುಟ್ಟೋದಿಲ್ಲ, ನೀರನ್ನು ಎಳಿತಾನೆ ಕೊಟ್ಬಿಡ್ತಾನಷ್ಟೇ. ನಾವು ಜೀವನದಲ್ಲಿ ಹೇಗಿರಬೇಕು ಅಂದರೆ ಆ ರೀತಿ ಇರಬೇಕು. ಅವಾಗ ಅವಳ ಸಂಪರ್ಕಕ್ಕೆ ಬರದಂತೆ, ವಿಷಯಗಳ ಸಂಪರ್ಕಕ್ಕೆ ಬರದಂತೆ ಉಪಯೋಗಿಸ್ಬೇಕು. ನಾವು ಮನೆ ಮೇಲೆ ಬಿಸಿ ಪಾತ್ರೆ ಇರುತ್ತೆ, ಏನು ಮಾಡ್ತೇವೆ ನಾವೀಗ? ಹಾಗೆ ಇಟ್ಟರೆ ಸುಟ್ಟು ಬಿಡುತ್ತೆ, ಇಕ್ಕಳ ತೊಗೊಂಡು ಹಿಡ್ಕೋದು ಏನೂ ಆಗೋದಿಲ್ಲ. ಅದೇ ರೀತಿಯಲ್ಲಿ ತಂಪಿರುತ್ತೆ, ಅದನ್ನು ಹಾಗೆ ಮಾಡುತ್ತೆ, ತಚ್ಚೆ ಬರೋದಿಲ್ಲ. ಆ ರೀತಿ ಇಂಥ ಮ್ಯಾನೇಜ್ ಮಾಡೋಕ್ಕೆ ಹೇಗೆ ಬರುತ್ತೋ ಜೀವನದಲ್ಲಿ ನಾವು ಏನು ಮಾಡಬೇಕು? ಮಾತ್ರ ಸ್ಪರ್ಶಾಸ್ತು ಕೌಂತೇಯ ಶೀತೋಷ್ಣ ಸುಖ ದುಃಖದಾಹ ಆಗಮಾಪಾಯಿನೋ ಅನಿತ್ಯಾಹ ತಾಂ ಸ್ಥಿತಿ ಕ್ಷಸ್ವ ಭಾರತ. ಜೀವನದ ಪ್ರತಿಯೊಂದು ಹಂತಗಳಲ್ಲೂ ಕೂಡ ಬಾಹ್ಯ ವಸ್ತುಗಳ ಸಂಪರ್ಕ ನಮ್ಮಿಂದ ದೇಹಕ್ಕೆ ಮಾತ್ರ, ಅದಕ್ಕಲ್ಲ ಅಂತ ತಿಳ್ಕೊಂಡು ನಾವು ಯಾವುದೇ ಲೇಪಕ್ಕೆ ಒಳಗಾಗದಂತೆ ಆ ನೀರು ಹೀರೋ ಕೆಲಸವನ್ನು ಸೂರ್ಯ ಬಿಡೋದಿಲ್ಲ, ನೂರು ಕೊಡೋ ಕೆಲಸವನ್ನು ಸೂರ್ಯ ಬಿಡೋದಿಲ್ಲ. ಆದರೆ ಅವಕ್ಕೆ ಇನ್ವಾಲ್ವ್ಮೆಂಟ್ ಮಾತ್ರ ಇರೋದಿಲ್ಲ. ಆ ರೀತಿ ಇರೋದನ್ನು ಕಲಿತು ಬಿಟ್ಟರೆ ಜೀವನದಲ್ಲಿ ಏನಾಗೋದಿಲ್ಲ, ದುಃಖದ ಪ್ರಸಕ್ತಿನೇ ಬರೋದಿಲ್ಲ. ನಮ್ಮ ದುಃಖಕ್ಕೆಲ್ಲ ಮೂಲ ಏನು? ಇನ್ವಾಲ್ವ್ಮೆಂಟ್ ಮೂಲ. ಅರ್ಥ ಆಯ್ತಾ? ಅಲ್ಲಿ ಲೋಟ ತೊಗೊಂಬಂದ ಕಾದಿ ಸುಟ್ಟು ಹೋ ಅಂತ ಕಿರಿಸಿಬಿಟ್ಟ. ನಿನಗೆ ಹೇಳೋದು ನಮಗೆ ಬುದ್ಧಿ ಇಲ್ಲ ಅನ್ಕೋದು, ಎಷ್ಟು ಏನಾಗುತ್ತಾಗ ಹಾಗೆ ತರೋದು. ಅಗ್ನಿ ತೊಗೊಂಬಂದ್ರೆ ಕೈಲಿ ತೊಗೊಂಬಿಟ್ಟು ಏನು ಮಾಡಿ ಏನು ಮಾಡ್ಬೇಕು ಅದಕ್ಕೆ? ಅಗ್ನಿ ತೊಗೊಂಬಂದ್ರೆ ಅರ್ಥ ಇದೆ, ಹೇಗೆ ತರಬೇಕದನ್ನ? ಬೇಗ ತೊಗೊಂಬ, ಕೈ ಸುಟ್ಟುಕೊಳ್ಳೋದೇ ತೊಗೊಂಡು ಬಾ, ಧೈರ್ಯ ಮುಟ್ಟದೇ ತೊಗೊಂಡು ಬಾ ಅಂತ ಅರ್ಥ ಎಲ್ಲ ಹೇಗೆ ಅಂಡರ್ಸ್ಟುಂಡೋ ಆ ರೀತಿಯಲ್ಲಿ ಜೀವನದಲ್ಲಿ ಬದುಕು ಅಂದರೆ ಏನರ್ಥ? ಹಾಗಿರಬೇಕು ಅಂತ ಅರ್ಥ. ಈಸಬೇಕು, ಇದ್ದು ಜಯಿಸಬೇಕು. ಹೇಸಿಗೆ ಸಂಸಾರದಲ್ಲಿ ಆಸೆ ಲೇಸ ಮಾಡದ ಹಾಗೆ ಈಸಬೇಕು, ಇದ್ದು ಜಯಿಸಬೇಕು. ಯಾರು ಕುಡಿದಾಗ ಹಾಲು ತೊಗೊಂಡು ಬಂದರು, ಕೈ ನಡ್ಕೊಬಂದು ಹಾಲು ಕುಡಿತಾರೆ, ಯಾರು ಕೂಡ ಚೆಲ್ಲಿ ಬಿಡ್ಬೋಕು ಅಂತ ಹೇಳ್ತಾರೆ. ಅಪವಿತ್ರ ಆಗಿರುತ್ತೆ. ಹಾಗೆ ತರೋದಲ್ಲ, ಹಾಲು ತರೋದು ಪದ್ಧತಿ ಇದೆ. ಯಾರು ಹೀಗೆ ಹೇಳೋದಲ್ಲಿ ಲೋಟ ತಗೋ, ಅದರಲ್ಲಿ ಬಗ್ಗಿಸ್ಕೋ, ಅದ್ರಲ್ಲಿ ಹಾಕ್ಕೊಂಡು ಬಂತ ಯಾರು ಹೇಳ್ತಾರ? ಹಾಲು ತೊಗೊಂಬಂದ್ರೆ ಏನರ್ಥ? ಆ ರೀತಿ ತೊಗೊಂಡು ಬಾ ಅಂತ ಅರ್ಥ. ಜೀವನ ಅಂದ್ರೆ ಏನರ್ಥ? ಹೀಗಿರಬೇಕು ಅಂತ ಅರ್ಥ. ನಮಗೆ ಅರ್ಥ ಯಾಕಿಲ್ಲ ಅಂದ್ರೆ ಬೇರೆ ನೋಡಿ ನೋಡಿ ಅಪಾರ್ಥ ಆಗೋಗ್ಬಿಟ್ಟಿದೆ ಈಗಾಗಲೇ. ಜೀವನವನ್ನು ಬೇರೆಯವ್ರು ನೋಡಿ ನೋಡಿ ಏನಾಗಿದೆ, ಈಗ ಅಪಾರ್ಥವಾಗಿ ಬದುಕಿಗೆ ಅರ್ಥನೇ ಕಳ್ಕೊಂಡ್ಬಿಟ್ಟಿದ್ದೆ. ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಸಮಸ್ಯೆ ಬರೋದೇ ಇಲ್ಲ. ಗುಣೈರ್ ಗುಣಾನ್ ಉಪಾದತ್ತೆ ಯಥಾಕಾಲಂ ವಿಮುಂಚಿದೆ ಬುದ್ಧಿ ಸಂಸ್ಥೇನ ಭೇದೇನ ವ್ಯಕ್ತಸ್ಥ ಇವ ತದ್ಗತಃ. ಇದು ಮುಂದಿನ ವಾಕ್ಯ. ಕಪೋತದಿಂದ ಒಂದು ಕಲಿತೆ ಅಂತ ಹೇಳ್ತಾರೆ. ಕಪೋತ ಅಂದ್ರೆ ಏನೀಗ ಎಷ್ಟಾದ್ರಿ ಕೊಟ್ಟು? ಏಳಾಯ್ತು. ಸರಿ, ಎಂಟನೇದು. ನಾತಿ ಸ್ನೇಹ ಪ್ರಸಂಗೋವ ಕರ್ತವ್ಯ ಕ್ವಾಪಿ ಕೇನಚಿತ್ ಕುರ್ವನ್ ವಿಂದೇತ ಸಂತಾಪಂ ಕಪೋತ ಇವ ದೀನಧೀಹಿ. ಯಾವುದೇ ವಸ್ತುವಿನ ಬಗ್ಗೆ ಅತಿ ಸ್ನೇಹ ನ ಕರ್ತವ್ಯ, ಅತಿ ಪ್ರಸಂಗ ನ ಕರ್ತವ್ಯ. ಅಟ್ಯಾಚ್ಮೆಂಟ್ ಇರಬೇಕು ನಮಗೆ, ಓವರ್ ಅಟ್ಯಾಚ್ಮೆಂಟ್ ಇರಬಾರ್ದು. ಅರ್ಥ ಆಯ್ತಾ? ಅಟ್ಯಾಚ್ಮೆಂಟ್ ಇಲ್ಲದೆ ಹೋದ್ರೆ ಏನಾಗೋದಿಲ್ಲ, ಸಂಸಾರ ಮಾಡಲಿಕ್ಕೆ ಆಗೋದಿಲ್ಲ. ಓವರ್ ಅಟ್ಯಾಚ್ಮೆಂಟ್ ಇದ್ರೆ ಏನಾಗುತ್ತೆ? ಮತ್ತೆ ಸಂಸಾರ ಮಾಡೋಕ್ಕಾಗೋದಿಲ್ಲ. ಉದಾಹರಣೆಗೆ ಇದೆಲ್ಲ ನೆಲ ಹೇಗೆ ಮಾಡಿರೋದೀಗ? ಒಳ್ಳೆ ಫೈಲ್ ಪಾಲಿ ಫೈಲಿ ಪಾಲಿಶ್ಡ್, ಗೊತ್ತಾಯ್ತಾ? ಕಾಲಿಟ್ಟಾದ್ರೆ ಬಿದ್ದು ಹೋಗ್ಬಿಡ್ತಾರೆ, ನಡೆಯಲಿಕ್ಕೆ ಬರೋದಿಲ್ಲ. ಅಥವಾ ಬರೀ ಫ್ರಿಕ್ಷನ್ನು, ಮುಂದಕ್ಕೆ ಕಾಲಿಡಲಿಕ್ಕೆ ಬರೋದಿಲ್ಲ. ಹೇಗಿರಬೇಕೀಗ? ಹೇಗಿರಬೇಕು? ಆಪ್ಟಿಮಮ್ ಇದಿರಬೇಕು. ಪೂರ್ತಿ ಇದು ಇಲ್ಲೆಲ್ಲ ನೀರ ನೆನೆಸ್ಬಿಡೋದು, ಬಾರ್ಬಲ್ ಹಾಕಿಬಿಡೋದು, ಒಂದು ರೌಂಡು ಎಣ್ಣೆಯಿಂದ ಪಾಲಿಶ್ ಮಾಡಿಬಿಡೋದು, ರನ್ 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 ಮಾಡಿ ಅಂಬುದು. ಎಲ್ಲ ಅಲು ಮುಡ್ಕೊತಾರೆ, ನಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನೋ ಫ್ರಿಕ್ಷನ್ ಅಟ್ ಆಲ್. ಫ್ರಿಕ್ಷನ್ ಇಲ್ಲದ ಹೋದ್ರೆ ಓಡಾಡಲಿಕ್ಕೆ ಬರೋದಿಲ್ಲ. ಸೊ ಅಟ್ಯಾಚ್ಮೆಂಟ್ ಇಲ್ಲದ ಹೋದ್ರೆ ಸಂಸಾರ ಮಾಡೋಕ್ಕೆ ಬರೋದಿಲ್ಲ. ಅಟ್ಯಾಚ್ಮೆಂಟ್ ಇಲ್ಲದ ಹೋದ್ರೆ ಸಂಸಾರ ಮಾಡೋಕ್ಕೆ ಬರೋದಿಲ್ಲ ಅಂತಿದ್ರೆ ಹಾಗೇನೆ ಅಟ್ಯಾಚ್ಮೆಂಟ್ ಇರಲೇಬೇಕು. ಅವಾಗೇನು ಮಾಡಿಬಿಟ್ಟ ಅಟ್ಯಾಚ್ಮೆಂಟ್ ಎಲ್ಲ ಗಮ್ ಹಾಕಿಬಿಟ್ಟ, ಇದು ಹಾಕ್ತಾರಲ್ಲ ಈಗ ಗ್ಲೂ ಹಾಕಿಬಿಟ್ಟ, ಕಾಲಿಟ್ಟು ಅಲ್ಲೇ ಪರ್ಮನೆಂಟ್, ಮುಂದಕ್ಕೆ ಹೋಗಲಿಕ್ಕೆ ಬರೋದಿಲ್ಲ. ಏನಾಯ್ತು ಅಲ್ಲಿಗೆ? ಓವರ್ ಅಟ್ಯಾಚ್ಮೆಂಟ್ ಆಯಿತು. ನೋ ಅಟ್ಯಾಚ್ಮೆಂಟ್ ಸಂಸಾರ ಇಲ್ಲ, ಓವರ್ ಅಟ್ಯಾಚ್ಮೆಂಟ್ ಸಂಸಾರ ಇಲ್ಲ. ಎಷ್ಟಿರಬೇಕು? ಕಾಲಿಟ್ಟರೆ ಸಿಕ್ಕಾಕೋಬಾರ್ದು, ಮುಂದಕ್ಕೆ ಹೋಗ್ತಿರ್ಬೇಕು. ಆ ಥರ ಇವತ್ತು ಮಡ್ ರೋಡಲ್ಲಿ ಹೋಗೋದೇ ಆಗಿರುತ್ತೆ, ಅಷ್ಟೇ ಸಿಮೆಂಟ್ ರೋಡಲ್ಲಿ ಹೇಗದೇ ಆಗಿರುತ್ತೆ. ಸಿಮೆಂಟ್ ರೋಡಲ್ಲಿ ಫಾಸ್ಟಾಗಿ ಹೋಗ್ತಾರೆ, ಮಡ್ ರೋಡಲ್ಲಿ ಫುಲ್ ಆಫ್ ಇದು, ಹೋಗ್ತಾ 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 ಪಂಕ್ಚರ್ ಆಗಿ ಹೋಗ್ಬಿಡುತ್ತೆ, ಹೊತ್ತಾನೆ. ಆ ಥರ ಇವೆ ಸಂಸಾರದಲ್ಲಿ. ನಾವು ಏನು ಹೇಳ್ತೇವೆ ಗೊತ್ತಾ? ರೋಡ್ ಭಾರಿ ಚೆನ್ನಾಗಿರಬೇಕು ಅಂತೇವೆ. ನಾವು ಲೈಫ್ ರೋಡೇ ಚೆನ್ನಾಗಿಲ್ಲ, ಹೊತ್ತಾನೆ. ಆ ರೋಡ್ ಬಗ್ಗೆ ಭಾರಿ ಯೋಚನೆ ಮಾಡ್ತಾರೆ. ನಮ್ಮ ಲೈಫ್ ರೋಡ್ ಹೇಗಿದ್ದಾರೆ? ಫುಲ್ ಆಫ್ ಅಪ್ಸ್ ಆ್ಯಂಡ್ ಡೌನ್ಸ್ ಆಗಿರಬಾರ್ದು. ಹೇಗಿರಬೇಕು ಜೀವನದಲ್ಲಿ? ಸರಿಯಾಗಿ ಜೀವನ ಯಾತ್ರೆ ತಾನೇ ಇದು, ಜೀವನ ಯಾತ್ರೆ. ದೇಹವೇ ವೆಹಿಕಲ್. ದೇಹ ವೆಹಿಕಲ್ಗೆ ಏನಾಗಬೇಕು? ಯಾವುದು ಅಂಟ್ಕೋಬಾರ್ದು, ಯಾವುದು ಕೂಡ ಟಚ್ ಇಲ್ಲದಂತೆ ಆಗಬಾರ್ದು. ಅದು ಅಟ್ಯಾಚ್ಮೆಂಟ್ ಇರಬೇಕು, ಓವರ್ ಅಟ್ಯಾಚ್ಮೆಂಟ್ ಇರಬಾರ್ದು. ನೋ ಅಟ್ಯಾಚ್ಮೆಂಟ್, ಓವರ್ ಅಟ್ಯಾಚ್ಮೆಂಟ್ ಇಲ್ಲದೇನೆ ಆಪ್ಟಿಮಮ್ ಅಟ್ಯಾಚ್ಮೆಂಟ್ ಇದ್ದರೆ ಮಾತ್ರ ಸಂಸಾರ ಮಾಡಲಿಕ್ಕೆ ಸಾಧ್ಯ. ಅದಕ್ಕೆ ಹೇಸಿಗೆ ಸಂಸಾರದಲ್ಲಿ ಆಸೆ ಲೇಸ ಮಾಡೋದ ಹಾಗೆ ಈಸಬೇಕು, ಇದ್ದು ಜಯಿಸಬೇಕು. ಅದರ ಅರ್ಥ ಇದು. ನಾ ಅತಿ ಸ್ನೇಹ ಪದ ಹೇಗೆ ಉಪಯೋಗಿಸ್ತಾರೆ ನೋಡಿ, ತುಂಬ ಜನಕ್ಕೆ ಉತ್ತರ ಇದು. ವೇದಾಂತದಲ್ಲಿ ಏನು ಹೇಳ್ತಾರೆ ಅಂದರೆ, ಸಂಗನೇ ಬಿಟ್ಟುಬಿಡಿ, ಸ್ನೇಹರೇ ಬಿಟ್ಟುಬಿಡಿ ಅಂತ ಹೇಳ್ತಾರೆ. ಅಂದರೆ ಮನೇಲಿ ಬದುಕೋದು ಹೇಗೆ ಮಾಡಿಬಿಟ್ರೆ? ಯಾರು ಮಗು ಸೀರಿಯಸ್ಸು, ಯಾರಕ್ಕೆ ಹೋಲಿಬಿಡಿ, ದೇವರು ಹೇಳಿದ್ದಾರೆ, ಏನೋ ಹುಡ್ಕೊಂಡು ಹೋಗ್ತಾನೆ, ಏನು ಮಾಡಬೇಕಾಗಿದ್ದರೆ ಸಿಟ್ಟು ಬಂದುಬಿಡುತ್ತೆ. ಏ ಬುದ್ಧಿ ಇದೆ ಅವ್ರು, ಏನಾದರೂ ಶಾಸ್ತ್ರ ಓದಿ ಹೀಗಾಗಿಬಿಟ್ರೆ ಶಾಸ್ತ್ರನೇ ಓದಬಾರ್ದು ಅಂತ ಹೇಳ್ಬಿಡ್ತಾರೆ, ಹೋಗ್ತಾನೆ. ಓವರ್ ಅಟ್ಯಾಚ್ಮೆಂಟ್, ಮಗುಗೆ ಆಸ್ಪತ್ರೆ ಕರ್ಕೊಂಡು ಹೋಗೋದಿಲ್ಲ, ಅಳ್ತಾ ಕೂತ್ಬಿಡೋದು ಪಕ್ಕದಲ್ಲಿ. ಮಗು ಬಿದ್ದಿದೆ ಅಳ್ತಾ ಕೂತ್ಬಿಟ್ಟಿದ್ದಾನೆ, ಎತ್ತ ಯಾ ಅಂತ ಹೇಳಬೇಕು ಫಸ್ಟ್ ಅವರಿಗೆ. ಎಷ್ಟು ಅಟ್ಯಾಚ್ಮೆಂಟ್ ಅಂದರೆ ಎತ್ತೋದಕ್ಕಿಂತ ಅಳದೇ ಜಾಸ್ತಿ ಆಗಿಬಿಟ್ಟಿದೆ ಅವಳು. ಅದು ಪ್ರಯೋಜನ ಇಲ್ಲ, ಅದು ಹತ್ರೂ ಪ್ರಯೋಜನ ಇಲ್ಲ, ಮನೆ ಬಿಟ್ಟು ಹೋದರೂ ಪ್ರಯೋಜನ ಇಲ್ಲ. ಮಗುನ ಮಾಡಬೇಕಾದಿಷ್ಟೇ, ಮೊದಲು ಬಿದ್ದು ಮಗುನ ಎತ್ತಬೇಕು, ಅದಕ್ಕೇನಾಗಿದೆ ನೋಡಬೇಕು, ಅದಕ್ಕೆ ಸರಿಯಾದ ಟ್ರೀಟ್ಮೆಂಟ್ ಕೊಡಬೇಕು. ಇದು ಯಾವಾಗ ಸಾಧ್ಯ? ಇದು ಆಪ್ಟಿಮಮ್ ಅಟ್ಯಾಚ್ಮೆಂಟ್ ಇದ್ರೆ ಮಾತ್ರ ಸಾಧ್ಯ. ಓವರ್ ಇದ್ದರೂ ಸಾಧ್ಯ ಇಲ್ಲ, ಕಡಿಮೆ ಇದ್ದರೂ ಸಾಧ್ಯ ಇಲ್ಲ. ಗೊತ್ತಾಯ್ತಾ? ಇವತ್ತು ಜೀವನದಲ್ಲಿ ತುಂಬ ಜನ ಬ್ಯಾಲೆನ್ಸ್ ಕಳ್ಕೊಂಡಿರೋದೆ ಅದರೊಳಗೆ. ಇಲ್ಲ, ನೋ ಅಟ್ಯಾಚ್ಮೆಂಟು, ಮನೆ ಬಿಟ್ಟು ಓಡೋಗ್ಬಿಡ್ತಾರೆ, ಮದುವೆ ಆಗಿರುತ್ತೆ, ಮನೆಗೆ ಬರೋದೆಲ್ಲ ಓಡೋಗ್ಬಿಟ್ಟಿರ್ತಾರೆ, ಬಾಯಿ ಬಂದಾಗ ಬೈತಾರೆ ಎಷ್ಟು ಮೂರ್ಖ ಅಂತ. ಇಂದು ಆಫೀಸ್ಗೆ ಮನೆಯಲ್ಲೇ ಕೂತ್ಬಿಡ್ತಾರೆ, ಆಫೀಸ್ಗೆ ಹೋಗಿಲ್ಲ, ಇನ್ನೊಂದು ಥರ ಡೇಂಜರು. ಹಾಗೆ ಮಾಡಬಾರ್ದು. ಆಫೀಸ್ ಕಾಲಕ್ಕೆ ಆಫೀಸು, ಮನೆ ಕಾಲಕ್ಕೆ ಮನೆ, ವಿಹಾರ ಕಾಲಕ್ಕೆ ವಿಹಾರ, ಅದೆಲ್ಲ ಮಾಡ್ಕೊಂಡಿದ್ರೆ ಏನಾಗುತ್ತಾಗ? ಆದರ್ಶ ಸಂಸಾರ ಹಾಗಿರಬೇಕು ಅಂತ ಎಲ್ದು ಕಲ್ತ್ಕೊಂಡೆ ನಾನು. ಕಪೋತವನ್ನು ನೋಡಿ ಕಲ್ತ್ಕೊಂಡೆ, ಪಾರಿವಾಳ ನೋಡಿ ಕಲ್ತ್ಕೊಂಡೆ. ಏನಾಗಿತ್ತು ಅಂದರೆ ದೊಡ್ಡ ಕತೆ ಹೇಳ್ತಾರೆ. ಒಂದು ಗಂಡು ಹೆಣ್ಣು ಪಾರಿವಾಳಗಳಿದ್ವು, ಅವೊಂದು ಮರದಲ್ಲಿ ಗೂಡು ಕಟ್ಟಿದ್ವು, ವಾಸ ಮಾಡ್ಕೊಂಡಿದ್ವು, ಮೊದಲು ಎಲ್ಲೆಲ್ಲೋ ಇದ್ದು ಜೊತೆಯಾದವು, ಆಮೇಲೆ ಮಕ್ಕಳಾದವು, ಆಮೇಲೆ ಇದಾರು ಮಕ್ಕಳು ಬೆಳೆಯೋಕೆ ಶುರು ಮಾಡಿದ್ವು. ಮೊದಲು ಏನು ಮಾಡಿದ್ವು ಗಂಡು ಪಾರಿವಾಳ ಏನು ಮಾಡ್ತು, ಹೆಣ್ಣು ಪಾರಿವಾಳ ಎರಡೂ ಸೇರಿಬಿಟ್ಟು ಚಿಕ್ಕ ಮರಿಗಳು ಅಂತೇಳಿ ಆಹಾರ ತರಲಿಕ್ಕೆ ಅಂತ ಹೋಗ್ತಿದ್ವು. ದಿವಸ ತಂದು ಕೊಡ್ತಿದ್ವು, ಮಧ್ಯಾಹ್ನ ಕವೋದು ತರೋದು ಪೋಷಣೆ ಮಾಡ್ತಿದ್ವು. ಒಂದು ದಿವಸ ವಾಪಸ್ ಬಂದು ನೋಡ್ತಾ ಇದ್ದಾವೆ, ಒಬ್ಬ ಬೇಡ ಬಂದಿದ್ದಾನೆ, ಮರಿಗಳನ್ನೆಲ್ಲ ಬಲೆ ಹಾಕಿ ಹಿಡಿದುಬಿಟ್ಟಿದ್ದಾನೆ, ಮರಿಗಳನ್ನ ಬಲೆ ಹಾಕಿದ್ದಾರೆ, ಬರೀ ಸಿಕ್ಕಾಗ್ಬಿಟ್ಟು ನೋಡ್ದ. ಆಗ ಹೆಣ್ಣು ಪಾರಿವಾಳ ಏನು ಮಾಡ್ತು, ಓ ತಳ್ಳಕ್ಕೆ ಶುರು ಮಾಡಿದ್ವು. ಯೋರಾಗ ಅಳತಾ ಅಳತಾ ಹತ್ರ ಹೋಯ್ತು. ಅವನೇನು ಕಾಯ್ತಾ ಇದ್ದ ಗೊತ್ತಾ? ಅದನ್ನು ಹಿಡಿದು ಒಳಗೆ ಹಾಕಿಬಿಟ್ಟ. ಆ ಬೇಡ ಏನು ಮಾಡ್ದ? ಅದನ್ನು ಒಳಗೆ ಹಾಕಿಬಿಟ್ಟೆ ಹಿಡಿದ್ಬಿಟ್ಟು. ಅವೇನೇನು ಮಾಡಿ ಇವನ್ನೇನು ಮಾಡಿದೆ, ಅಯ್ಯೋ ಮಕ್ಕಳು ಹೋದ್ರು ಹೆಂಡತಿ ಹೋದ್ರು ಅಂತ ಅಡ್ತಾ ಅಡ್ತಾ ಕುತ್ಕೊಂಡ. ಅವ್ರು ಬಂದ ಇದಕ್ಕೂ ಹೊಡೆದು ಒಳಗೆ ಹಾಕಿಬಿಟ್ಟ ಪೂರ್ತಿಯಾಗಿ. ಅವನು ಏನಾಯ್ತು, ಈಗ ಮಕ್ಕಳು ಹೋಯ್ತು, ಹೆಂಡತಿನವ್ರು ತಾನು ಹೋಗಿಬಿಟ್ಟ. ಬಿಡಿಸೋ ಯೋಚನೆ ಮಾಡಲೇ ಇಲ್ಲ, ಅವಳ ಯೋಚನೆ ಮಾಡಿದ್ದಾರೆ ಅಷ್ಟೇ. ಒಬ್ಬರು ಕೂಡ ಏನು ಪ್ಲಾನ್ ಮಾಡಲಿಕ್ಕೆ ಹೋಗಲಿಲ್ಲ, ಅದು ಹಿಡಿದಿದ್ದಾರೆ ಮಕ್ಕಳನ್ನು ಕಾಪಾಡಬೇಕು ಅಂತ ಯೋಚನೆ ಇಲ್ಲ, ಅಳೋದಷ್ಟೇ ಕೆಲಸ ಮಾಡಿದ್ದು. ತಾಯಿನೂ ಒಳ್ಳೆ ಕೆಲಸ ಮಾಡಿದ್ದು, ಇವನು ಒಳ್ಳೆ ಕೆಲಸ ಮಾಡಿದ. ಕೊನೆಗೆ ಎಲ್ಲರ ಲೈಫು ಗಾನ್ ಹೊರಟೋಯ್ತು. ಅದು ಒಬ್ಬನಾದ್ರೂ ಏನು ಮಾಡ್ಬೋದಾಗಿತ್ತು, ಈಗ ರೆಮಿಡಿ ಹುಡುಕುವ ರೆಮಿಡಿ ಹುಡುಕಲೇ ಇಲ್ಲ. ಆದ್ದರಿಂದ ಕಪು ಅದು ಯಾತಕ್ಕಾಯಿತು ಅಂದರೆ ಬರೀ ಅಟ್ಯಾಚ್ಮೆಂಟಿಂದ ಆಯಿತು. ಅತಿ ಅಟ್ಯಾಚ್ಮೆಂಟ್ ಇದ್ದಿದ್ದರಿಂದ ಸಮಸ್ಯೆ ಪರಿಹಾರ ಹುಡುಕಲೇ ಇಲ್ಲ ಅವರು, ದುಃಖ ಪಡ್ತಾ ಕೂತಿದ್ದಾರೆ ಅಷ್ಟೇ. ಅದಕ್ಕೆ ಅತಿ ಪ್ರಸಂಗ ಇರಬಾರ್ದು, ಅತಿ ಸ್ನೇಹ ಇರಬಾರ್ದು. ಕ್ವಾಪಿ ಕೇನಚಿತ್, ಜೀವನ ಪೂರ್ತಿ ಅಭ್ಯಾಸ ಮಾಡಬೇಕು. ಕುರುವನ್ನು ವಿಂದೇತ ಸಂತಾಪಂ ಕಪೋತ ಇವ ದೀನ ಹೀಹಿ. ದೊಡ್ಡ ಕಥೆ ಹೇಳಿ ಕೊನೆ ಹೇಳ್ತಾರೆ. ನಮ್ಮ ದೇಹ ಅಪೂರ್ವವಾದ ದೇಹ, ಈ ದೇಹವನ್ನು ಸಾರ್ಥಕ ಮಾಡ್ಕೋಬೇಕೆ ಹೊರತು ವ್ಯರ್ಥ ಮಾಡ್ಕೋಬಾರ್ದು. ಅವನು ಲುಬ್ಧಕ, ಲುಬ್ಧಕ ಅಂದರೆ ಬೇಡ ಬೇಡ, ಯಾವಾಗಲೂ ಕಾಯ್ತಾ ಇದ್ದ, ನಮಗೆ ಮೃತ್ಯು ಕಾಯ್ತಾ ಇರುತ್ತೆ ಅಂತ ಹೇಳ್ತಾರೆ. ಬೇಡ ಹೇಗೆ ಕಾಯ್ತಾ ಕೂತಿರುತ್ತೆ, ಮೃತ್ಯು ಹಾಗೆ ಕಾಯ್ತಾ ಕೂತಿರುತ್ತೆ. ನಾವೇನು ಮಾಡಬೇಕಾಗ, ಆ ಬೇಡ ಬರೋದಕ್ಕಿಂತ ಮುಂಚೆ ನಾವು ಹೇಗೆ ರಕ್ಷಣೆ ವ್ಯವಸ್ಥೆ ಮಾಡ್ಕೋಬೇಕೋ ಆ ರೀತಿಯಲ್ಲಿ ಯಮದೂತರು ಬರೋದಕ್ಕಿಂತ ಮುಂಚೆ ಏನು ಮಾಡ್ಕೊಂಡಿರ್ಬೇಕು, ನಾವು ಎಂದೂ ಕೂಡ ನರಕಕ್ಕೆ ಹೋಗದಂಥ ವ್ಯವಸ್ಥೆ ಮಾಡ್ಕೊಂಡಿರ್ಬೇಕು. ಇಲ್ಲದೆ ಹೋದರೆ ತಪ್ಪು ಹೋಗ್ತಾರೆ. ಕೊನೆಗೊಂದು ಮಾತು ಹೇಳ್ತಾರೆ, ತುಂಬ ಜನಗಳು ಏನು ಮಾಡ್ತಾರೆ ಅಂದರೆ, ಏವಂ ಕುಟುಂಬ ಶಾಂತಾತ್ಮ ಕುಟುಂಬಿ ಅಶಾಂತಾತ್ಮ ದ್ವಂದ್ವಾರಾಮಃ ಪತತ್ರಿವತ್ ಪುಷ್ಣನ್ ಕುಟುಂಬಂ ಕೃಪಣಃ ಸಾನುಬಂಧೋ ಅವಸೀದ. ಈ ನೂರಕ್ಕೆ 99 ಪಾಲು ಜನ ಯಾರು ಯೋಚನೆ ಮಾಡೋ ಅಭ್ಯಾಸ ಇಟ್ಕೊಂಡಿದ್ದಾರಾ, ನಾವ್ಯಾರು, ಎಲ್ಲಿಂದ ಬಂದಿದ್ದೇವೆ, ಹೆಂಡತಿ ಮಕ್ಕಳ ಸಂಬಂಧ ಏನು, ನಾವು ಎಷ್ಟು ದಿವಸ ಇರುತ್ತೇವೆ, ನಮ್ಮ ಗುರಿ ಯೋಚನೆ ಮಾಡಿದವರು ಇದ್ದಾರೆ, ಏ ಮೆಕ್ಯಾನಿಕ್ ಅಲ್ಲ ಬದುಕ್ತಾರೆ, ಇಂಥ ಜೀವನ ತಗೊಂಡು ಏನು ಮಾಡ್ತೀರಿ ಅಂತ ಹೇಳಿದ್ದಾರೆ. ಒಂದು ಗುರಿ ಇರಬೇಕು ಯಾವಾಗಲೂ ಕೂಡ. ಹೊತ್ತಾನೆ ಬಸ್ಸಲ್ಲಿ ಮಾತಾಡ್ತಾ ಕೂತಿರ್ತಾರೆ, ಅಟ್ ದ ಸೇಮ್ ಟೈಮ್ ಏನು ನೋಡ್ತಾರೆ, ತಾವು ವಿಡಿಯೋ ಸ್ಟೇಷನ್ ಯಾವಾಗ ಬರುತ್ತೆ ನೋಡ್ತಾ ಇರ್ತಾರೆ. ಹೊತ್ತಾನೆ ಒಂದು ಸ್ಟೇಷನ್ ಮಿಸ್ ಆದರೆ ಏನಾಗಬೇಕಾಗ್ತೀವನಿಗೀಗ, ಮುಂದೆ ಮತ್ತೆ ನಿಲ್ಲಿಸೋದಿಲ್ಲ, ಮತ್ತೆ ಇನ್ನೊಂದು ಕಡೆ ಇಳಿಬೇಕು, ಮತ್ತೆ ಕೈಕಾಲು ನೋವು, ಮತ್ತೆ ರಿಕ್ಷಾ ಇಳಿಬೇಕು, ಎಷ್ಟು ಬಜ್ಜಿ ರಿಕ್ಷಾ ಬರೋದಿಲ್ಲ ಅಂತ ಹೋಗೋ ಕಡೆ ಬನ್ನಿ ಅಂತಾರೆ. ಇವನ ಕಡೆ ಬರೋದಿಲ್ಲ, ಹೋಗೋ ಕಡೆ ಬನ್ನಿ ಅಂತಾರೆ. ಏನು ಮಾಡ್ತೀರಿ ಹಾಗಿದ್ರೆ, ಮಾತಾಡ್ತಾ ಏನು ಮಾಡ್ತಿರ್ತೀವಿ ನಾವೀಗ, ನಮ್ಮ ಸ್ಟಾಫ್ ಅಬ್ಸರ್ವ್ ಮಾಡ್ತಾ ಇರ್ತೇವೆ. ಹೊತ್ತಾನೆ ನಮ್ಮ ಎಷ್ಟು ಮಾತಾಡಿದ್ರು ಕೂಡ ನಮ್ಮ ಸ್ಟಾಫ್ ಕಡೆ ಹೇಗೆ ಗಮನ ಕೊಟ್ಟಿರ್ತೇವೆ, ಆ ಥರ ಏನು ಮಾಡ್ಬೇಕು ನಾವು, ನಮ್ಮ ಗುರಿ ಮರಿಬಾರ್ದು. ನಮ್ಮ ಗುರಿ ಯಾವುದು ಅಂತ ಕೇಳಿದರೆ, ಪ್ರಿಣಯಾಮೋ ವಾಸುದೇವೋ ದೇವತಾ ಮಂಡಲ ಅಖಂಡ ಮಂಡಲ. ದೇವರನ್ನು ಮೆಚ್ಚಿಸ್ಬೇಕು. ಆಫೀಸ್ಗೆ ಹೋಗ್ಬೇಕಾದ್ರೆ ಒಂದು ಗುರಿ ಇದೆ, ಎಕ್ಸಾಮ್ಗೆ ಹೋಗೋಕ್ಕೊಂದು ಗುರಿ ಇದೆ, ಸ್ಕೂಲ್ಗೆ ಹೋಗೋಕ್ಕೊಂದು ಗುರಿ ಇದೆ, ಜೀವನಕ್ಕೊಂದು ಗುರಿ ಇರಬೇಕು. ಆ ಗುರಿ ಮರೆತು ಬದುಕಿ ಬಿಟ್ಟರೆ ಏನು ಅಚೀವ್ ಮಾಡೋಕ್ಕೂ ಆಗೋದಿಲ್ಲ. ಮತ್ತು 99 ಪಾಲು ಜನಕ್ಕೆ ನೋ ಗೋಲ್ ಅಟ್ ಆಲ್, ಏನು ಡಲ್ ಆಗಿರ್ತಾರೆ ಅಂತ ಹೊರತು. ಮೊದಲೇ ಏನು ಇಲ್ಲ, ಮೊದಲು ಕೆಲಸ ಕೆಲಸ ಅಂತಾರೆ, ಆಮೇಲೆ ಕೆಲಸ ರಿಟೈರ್ಮೆಂಟ್ ಅಂತಾರೆ ಅಂತ ಹೊರತು. ಇದ್ದಾಗ ಒಂದು ದುಃಖ, ಹೋದಾಗ ಒಂದು ದುಃಖ, ಏನು ಪ್ರಯೋಜನ ಇಲ್ಲ. ಉಪಯೋಗ ಮಾಡ್ಕೋಬೇಕು. ಅಪ್ರಾಪ್ಯ, ಇವತ್ತು ಬಸ್ ನಿಲ್ಲಿಸಿರ್ತಾರೆ, ಎಳ್ನೀರೋ ಕಾಫಿಗೆ ಹೋಗಿರ್ತಾನೆ, ಆ ಕಾಫಿ ಕುಡಿತಾ ಕುಡಿತಾ ಬಸ್ ನೋಡ್ತಾನೆ ಇರ್ತಾನೋ, ಗೊತ್ತಾಯ್ತು, ತಂದು ಬಿಟ್ಟು ಹೋಗಿಬಿಟ್ರೆ ಕಷ್ಟ ಅಂತ ಕಡೆ ಗಮನ ಇಟ್ಟಿರ್ತಾನೆ. ಬಸ್ ಸ್ಟಾರ್ಟ್ ಆಗಿಬಿಡುತ್ತೆ, ಏನು ಮಾಡ್ತಾನೆ, ಎಳ್ನೀರು ಅರ್ಧ ಕುಡಿದಿರ್ತಾನೆ, ಬಿಸಾಕಿ ಹೋಗಿಬಿಡ್ತಾನೆ. ಅದಕ್ಕೆ ಪೂರ್ತಿ ಕುಡಿದು ಬರ್ತೀರಿ ಅಂತ ಹೇಳ್ತಾನ, ಬಿಸಾಕಿ ಹೋಗ್ತಾನೆ. ಆಮೇಲೆ 10 ಕೊಡ್ತಾನೆ, 5 ಕೊಡಬೇಕಾಗಿರುತ್ತೆ, ಚೇಂಜ್ ಇರೋದಿಲ್ಲ, ಓಡೋಗ್ಬಿಡ್ತಾರೆ. ಬಸ್ ಹೋಗಿಬಿಟ್ರೆ ಕಷ್ಟ, 5 ಹೋದ್ರೆ ತಗೋಬೋದು, ಬಸ್ ಹೋಗಿಬಿಟ್ರೆ ಪರಿಚಿತಿ ಆಗುತ್ತೆ. ಆ ಗಮನ ಇರುತ್ತಲ್ಲ, ಆ ಥರ ಬೇಕು ಯಾವಾಗಲೂ ಕೂಡ. ಬಸ್ಸಿಗೆ ಎಷ್ಟು ಗಮನ ಕೊಡ್ತೀರಲ್ಲ, ಜ್ಞಾನಕ್ಕೆ ಎಷ್ಟು ಗಮನ ಕೊಡಬೇಕು. ಅವನು ಪ್ರಯಾಣದ ಗುರಿಯನ್ನು, ಪ್ರಯಾಣವನ್ನು ಮರೆಯದಂತೆ ಹೇಗೆ ಅವನು ಉಳಿದ ವಸ್ತುಗಳು, ಅವ್ರು ಹಿಡಿತಾರೆ, ಓಡಾಡ್ತಾರೆ, ಕಾಫಿ ತಿ ಎಲ್ಲ ಮಾಡ್ತಾನೆ, ಆ ಪ್ರಯಾಣ ಮಾತ್ರ ಎಚ್ಚರಿಕೆ ಇದೆ. ನಮ್ಮ ಜೀವನದಲ್ಲಿ ಏನೇ ಮಾಡಿದರೂ ಕೂಡ ಯಾವುದನ್ನು ಮರಿಬಾರ್ದು, ಮುಖ್ಯ ಗುರಿಯನ್ನು ಮರಿಬಾರ್ದು. ಇವತ್ತು 100 ಮುಖ್ಯ ಗುರಿ ಇದ್ರೆ ತಾನೇ ಮರಿಲಿಕ್ಕೆ ಅಂತ ಆಗುತ್ತೆ, ತುಂಬ ತಪ್ಪು. ಅದನ್ನು ಇದರಿಂದ ನೋಡಿ ಕಲಿತೆ. ಅದೇನು ಸಿದ್ಧಾಂತ ಅಂದರೆ, ಯಪ್ರಾಪ್ಯ ಮಾನುಷಂ ಲೋಕಂ ಮುಕ್ತಿದ್ವಾರಂ ಅಪಾವೃತಂ ಗೃಹೇಶು ಖಗವತ್ ಸಕ್ತ ತಮ್ಮ ಆರೂಢಚ್ಯುತಂ ವಿದು. ಯಾರು ಮನುಷ್ಯ ದೇಹ ಬಂದಾಗ, ಮನುಷ್ಯ ದ್ವಾರ ಏನು ಗೊತ್ತಾ, ಮುಕ್ತಿದ್ವಾರಂ ಅಪಾವೃತಂ, ಮನುಷ್ಯ ದೇಹ ಕೊಟ್ಟ ತಕ್ಷಣ ಏನು ಮಾಡ್ತಾರಂತ ಗೊತ್ತಾ, ಮುಕ್ತಿ ಬಾಲ್ ತೆಗೆದಿರ್ತಾರಂತಾಗಲೇ. ಯಾತಕ್ಕೆ, ಮನುಷ್ಯ ದೇಹದಿಂದ ಮಾತ್ರ ಮೋಕ್ಷ ಸಾಧನೆ ಮಾಡೋಕ್ಕೆ ಸಾಧ್ಯ, ಬೇರೆ ದೇಹದಿಂದ ಮಾಡೋಕ್ಕೆ ಬರೋದಿಲ್ಲ. ಅಂಥ ಮೋಕ್ಷದ ಬಾಗಿಲು ತೆಗೆಯೋದು ಮನುಷ್ಯ ಜನ್ಮ ಬಂದ ಕಾಲಕ್ಕೆ ದುರುಪಯೋಗ ಮಾಡಿಕೊಂಡು ಏನು ಮಾಡ್ಬೇಕು ಲೆಕ್ಕ ಹಾಕಿ. ಹಿಂದಿನ ಕಾಲ ಸೀಟ್ ಸಿಗುತ್ತೆ, ಆಗಲಿ ಏನಂತ ಕರೀತಾರೆ, ಆಗಲಿ ಅವನ್ನ ಓ ಇಂಜಿನಿಯರ್ ಅಂತ ಕರೀತಾರೆ. ಹೊತ್ತಾನೆ ಹಿಂದಿನ ಕಾಲಕ್ಕೆ ಚಾನ್ಸ್ ಯಾವಾಗ ಸಿಕ್ತೆ ಅವನಿಗೀಗ, ಆ ಸೀಟ್ ತಕ್ಷಣ ಮೆಡಿಕಲ್ ಚಾನ್ಸ್ ಸಿಕ್ತು, ಸೀಟ್ ಸಿಕ್ಕಿದ ತಕ್ಷಣ ಅವನು ಸದುಪಯೋಗ ಮಾಡಿಕೊಂಡ್ರೆ ಸರಿ, ಇಲ್ದವರು ಏನಾಗ್ತಾನೆ, ಅವನು ಗುರಿ ಮುಟ್ಟೋದೇ ಇಲ್ಲ. ಮನುಷ್ಯ ಜನ್ಮ ಬಂದ ತಕ್ಷಣ ಯಾವುದಕ್ಕೆ ದಾರಿ ಆಯ್ತು, ಈಗ ವೈಕುಂಠಕ್ಕೆ ದಾರಿ ಆಯ್ತು. ಅದನ್ನು ಕಳ್ಕೊಂಡು ಬಿಟ್ರೆ ಗೃಹೇಶು ಖಗವತ್ ಸಕ್ತ, ಆ ಪಾರಿವಾಳದಂತೆ ಮನೆಯಲ್ಲಿ ಓವರ್ ಇನ್ವಾಲ್ವ್ಮೆಂಟ್ ಇಟ್ಕೊಂಡ್ರೆ ತಮ್ಮ ಆರೂಢಚ್ಯುತಂ ವಿದುಹು, ಅವನು ಮೇಲಕ್ಕೆದ್ದು ಬಿದ್ದವನು ಅಂತ ಕರೀತಾನೆ. ಮಲಗಿದವನು ಬಿಡ್ತಾನೆ, ಹೆಚ್ಚು ಬೆಟ್ಟಾಗೋದಿಲ್ಲ, ಹೋಗ್ತಾನೆ, ಹೊರಡ್ತಾನೆ, ಕೂತವನು ಬಿಡ್ತಾನೆ, ಎಷ್ಟೋ ಬೆಟರ್ ನಿಂತವನು ಬಿಡ್ತಾನೆ ಸ್ವಲ್ಪ ವಾಸಿ, ಆದರೆ ಹಾರೋನ್ ಬಿಡ್ತಾನೆ ಏನಾಗುತ್ತಾಗ, ತಲೆ ಹೊಡೆದು ಬಿಡುತ್ತೆ. ಅದು ಗೊತ್ತಾಯ್ತಾ, 4 ಹಂತ ಇದೆ. ಮಲಗಿದವನು ಬೀಳೋದು ಬೇರೆ, ಕೂತವನು ಬೀಳೋದು ಬೇರೆ, ನಿಂತವನು ಬೀಳೋದು ಬೇರೆ, ಹಾರೋನು ಬೀಳೋದು ಬೇರೆ. ಅದು ಹಾರೋರು ಅಂದರೆ ಬ್ರಾಹ್ಮಣರು, ಹಾರೋರು ಬಿದ್ದರೆ ಏನಾಗ್ತಾರೋರು, ತಲೆ ಹೊಡೆದು ಹೋಗಿಬಿಡುತ್ತೆ ಅಂತ. ಉಳಿದವರು ಬಿದ್ದರೆ ಅಷ್ಟು ಬಿಡೋದಿಲ್ಲ, ಬ್ರಾಹ್ಮಣ ಬಿದ್ದರೆ ಕಥೆ ಮುಗಿದಂತೆ ಲೆಕ್ಕ. ಅದಕ್ಕೆ ಆರೂಢಚ್ಯುತಂ ವಿದುಹು, ಮನುಷ್ಯ ಜನ್ಮ ಅಂದರೆ ಬಹಳ ಮೇಲಿರೋ ಜನ್ಮ. ಏನು ಮಾಡ್ತೀವಿ, ಪೇನ್ ಆಕ್ಸಿಡೆಂಟ್ ಅಂತ ಏನು ಹುಡುಕ್ತಾರೆ? ಆಗ ಒಟ್ಟು ಬಾಡಿ ಕೌಂಟ್ ಮಾಡ್ತಾರೆ, ಎಷ್ಟರ ಬದುಕಿದ್ರೆ ಕೌಂಟ್ ಮಾಡೋದಿಲ್ಲ. ಅದಕ್ಕೆ ಉಳಿದಿರೋ ಚಾನ್ಸೇ ಇಲ್ಲ ಅಂತ ಕರಿ. ಹೊತ್ತಾನೆ ಪ್ಲೇನಲ್ಲಿ ಹೋಗೋನು ಬಿದ್ದರೆ ಹೇಗೆ ಸಾಮಾನ್ಯ ಎಲ್ಲರೂ ಸತ್ತೋಗಿರ್ತಾರೋ, ಇವತ್ತು ಮೇಲೆ ಹೋದವನು ಬೀಳಬಾರ್ದು. ಮನುಷ್ಯ ಜನ್ಮ ಅಂದರೆ ಏನದು? ತುಂಬ ಮೇಲಿನ ಜನ್ಮ. 84 ಲಕ್ಷ ಯೋನಿಗಳಲ್ಲಿ ಹೈಯೆಸ್ಟ್ ಯೋನಿ ಅಂದರೆ ಯಾವುದು? ಮನುಷ್ಯ ಜನ್ಮ. ಅದನ್ನು ಕಳ್ಕೊಳ್ಳೋಕೆ ಹೋಗಬಾರ್ದು ಅಂತ ಹೇಳ್ತಾರೆ. ಮುಂದೆ ಹೇಳ್ತಾರೆ, ಈಗ ಸುಖ ಐಂದ್ರಿಕಂ ರಾಜನ್. ಒಬ್ಬ ಮನುಷ್ಯ ಯಾವಾಗಲೂ ಕೂಡ ಐಂದ್ರಿಕ ಸುಖವನ್ನು ಇಷ್ಟಪಡಬಾರ್ದು. ಐಂದ್ರಿಕ ಸುಖ ಅಂದ್ರೇನು? ಈ ಎಕ್ಸ್ಟರ್ನಲ್ ಎಂಜಾಯ್ಮೆಂಟ್ ಇಷ್ಟಪಡಬಾರ್ದು. ನಾಳೆ ಪರೀಕ್ಷೆ, ಮ್ಯಾಚ್ಗೆ ಹೋಗಿ ಕುತ್ಕೊಂಡ್ಬಿಟ್ಟ, ಎಷ್ಟು ತಪ್ಪಾಗುತ್ತೆ ಅವನಿಗೆ? ನಾಳೆ ಬೆಳಗಾದ ಪರೀಕ್ಷೆ, ಮ್ಯಾಚಲ್ಲಿ ಕುತ್ಕೊಂಡಿದ್ದಾನೆ, ಏನು ಮಾಡ್ತೀರಿ? ಎಷ್ಟು ಮೂರ್ಖ ಅಂತ ಕರೆಯೋದಿಲ್ಲ ಅವನು? ತಪ್ಪು, ಬರೀ ಮ್ಯಾಚ್ ನೋಡೋದು ತಪ್ಪಲ್ಲ, ನಾಳೆ ಪರೀಕ್ಷೆ ಇಟ್ಕೊಂಡು ನೋಡೋದು ತಪ್ಪು. ಹೊತ್ತಾನೆ ಫ್ರೀಯಾಗಿದ್ದ ನೋಡ್ಬೋದು. ಇವತ್ತು ನಮ್ಮ ಮೋಕ್ಷದ ಗುರಿ ಇಟ್ಕೊಂಡ ನಾವು ಎಂಜಾಯ್ಮೆಂಟ್ಗೋಸ್ಕರ ಪ್ರಯತ್ನ ಪಡಬಾರದು. ಗ್ರಾಸಂ ವಿಶಿಷ್ಟಂ ದಿಷ್ಟೇನ ಮಹಾಂತಂ ಸ್ತೋಕಮೇವ ಚ ಯದೃಚ್ಛಯೈವ ಆಪತಿತಂ ಗ್ರಸೇದ್ ಅಜಗರೋ ಅಕ್ರಿಯ. ಇದನ್ನು ಎಲ್ಲಿಂದ ಕಲಿತೆ ಗೊತ್ತಾ ನಾನು? ಹಾವಿನ ಹೆಬ್ಬಾವಿನಿಂದ ಕಲಿತೆ ಅಂತ ಹೇಳ್ತಾ. ಹೆಬ್ಬಾವು ಏನು ಮಾಡುತ್ತೆ ಅಂತ ಗೊತ್ತಾ? ಅದು ಆಹಾರ ಸಿಕ್ಕರೆ ಸಿಕ್ಕಾಬಟ್ಟೆ ತಿಂದ ಹಾಕಿಬಿಡುತ್ತೆ, ಸಿಕ್ಕದೆ ಹೋದರೆ ಹಾಗೆ ಉಪವಾಸ ಇರುತ್ತೆ. ಸಿಕ್ಕರೆ ತಿನ್ನಕ್ಕೂ ಸರಿ, ಸಿಕ್ಕದೆ ಹೋದರೆ ಉಪವಾಸ ಇರೋಕ್ಕೂ ಸರಿ, ಹಾಗಿರಬೇಕು. ನಾವು ತಿನ್ನಕ್ಕೊಂದೇ ಸರಿ ಆದರೆ ಪಜಿತಿ ಆಗುತ್ತೆ. ಹೊತ್ತಾನೆ ಸಿಕ್ಕರೆ ತಿಂತಿರ್ತಾನೆ, ಇಲ್ದವರು ಹೋದ ಗಲಾಟೆ ಮಾಡ್ತಾರೆ, ಹಾಗೆ ಮಾಡಬಾರ್ದು. ಹೆಬ್ಬಾವು ಹೇಗೆ ಇದ್ದಾಗ ತಿನ್ನೋದಕ್ಕೂ ಪೂರ್ತಿ ಅಪೇಕ್ಷೆ ಪಡುತ್ತೆ, ಇಲ್ಲದೆ ಹೋದ ಕಾಲಕ್ಕೆ ತಿಂಗಳುಗಟ್ಟಲೆ ಹಾಗೆ ಇರುತ್ತೆ. ಅದಕ್ಕೆ ಎಲರುಣಿ ಅಂದರೆ ಅವೇ. ಎಲರುಣಿ ಅಂದ್ರೇನು? ಬಳಿ ಗಾಡಿ ಕುಡ್ಕೊಂಡು ಬರ್ಕಿರುತ್ತೆ, ಬಳಿ ಗಾಡಿ ಕುತ್ಕೊಂಡು ಬರೋಕ್ಕೆ ಶಕ್ತಿ ಹಾವಿಗಿದೆಯಂತೆ. ಅದರಿಂದ ಕಲಿತ ಪಾಠ, ಸಿಕ್ಕಾಗ ತಿನ್ನೋದು, ಇಲ್ಲ ಹೋದಾಗ ಇಲ್ಲ. ನಮ್ಮಲ್ಲ ಸಿಕ್ಕಾಗ ಸಿಕ್ಕಾಬಟ್ಟೆ ತಿಂದು ಬಿಡೋದು, ಆಮೇಲೆ ಸಿಕ್ಕಾಬಟ್ಟೆ ಒದ್ದಾಡೋದು, ಹಾಗೆ ಮಾಡೋದು, ಹಾಗೆಲ್ಲ ಮಾಡ್ಕೋಬಾರ್ದು. ಆ ಒಂದು ಲಿಮಿಟ್ ಮೀರಬಾರ್ದು. ಸಯೀತ್ ಆಹಾರಿ ಭೂರಿಣಿ ನಿರಾಹಾರೋ ಅನುಪಕ್ರಮ ಯದಿವ ಉಪನಮೇತ್ ಗ್ರಾಸ ಮಹಾಹಿರಿವ ದಿಷ್ಟಬುಕ್. ಮುಂದೆ ಹೇಳ್ತಾರೆ, ಮುನಿಹಿ ಪ್ರಸನ್ನ ಗಂಭೀರ ದುರ್ವಿಗಾಹ್ಯ ದುರತ್ಯಯ ಅನಂತಪಾರೋಹಿ ಅಕ್ಷೋಭ್ಯ ಸ್ಥಿಮಿತೋದ ಇವಾರ್ಣವ ಸಮೃದ್ಧ ಕಾಮೋ ಹೀನೋವ ನಾರಾಯಣ ಪರೋ ಮುನಿ ನೋತ್ಸರ್ಪೇತ ನಶುಷ್ಯೇತ ಸರಿದ್ಧಿರಿವ ಸಾಗರ. ಸಮುದ್ರವನ್ನು ನೋಡಿದೆ ಒಳ್ಳೆ ಪಾಠ ಕಲಿತೆ ಅಂತ ಹೇಳ್ತಾರೆ. ಸಮುದ್ರವನ್ನು ನೋಡಿದೆ ಒಳ್ಳೆ ಪಾಠ ಕಲಿತೆ. ಏನು ಮಾಡುತ್ತೆ ಸಮುದ್ರ ಗೊತ್ತಾ? ಒಂದು ಹನಿ ಮಳೆಯಾಗಿಲ್ಲ ಮೇಲುಗಡೆ. ಸಮುದ್ರದಲ್ಲಿ ಏನಾಗಿದೆ? ನೀರು ಯಥಾ ಪ್ರಕಾರ ಇದೆ. ಸಮುದ್ರ ಒಣಗೋಗೋದಿಲ್ಲ. ಒಂದು ಹನಿ ಮಳೆಯಾಗದೆ ಹೋದರೂ ಕೂಡ ಸಮುದ್ರ ಒಣಗೋದಿಲ್ಲ. ಹುಚ್ಚಾಬಟ್ಟೆ ಮಳೆ, ಎಲ್ಲಿ ನೋಡಿದ್ರೂ ಫ್ಲಡ್ಸು. ಸಮುದ್ರ ಹೇಗಿರುತ್ತೆ ಮತ್ತೆ? ಹಾಗೇ ಇರುತ್ತೆ. ಅದನ್ನು ಸುಖ ಬಂದರೂ ಅಷ್ಟೇ, ದುಃಖ ಬಂದರೂ ಅಷ್ಟೇ, ಸಮುದ್ರ ಇದ್ದಾಗಿರಬೇಕು. ಸಮುದ್ರದಂತೆ ತುಂಬಿ ತುಳು ತುಂಬಿರಬೇಕೆ ಹೊರತು ಇದಾಗಬಾರ್ದು. ಸಮೃದ್ಧ ಕಾಮ, ಸಮೃದ್ಧ ಕಾಮ, ಫುಲ್ ಫ್ಲಡ್ಸ್ ಬಂದರೆ ಹಾಗೋ ಹಾಗೆ ರೆಕಾರ್ಡ್ ಇದೆ, ಎಚ್ಚರ ತಪ್ಪೋದಿಲ್ಲ. ಅಥವಾ ಹೀನೋವ, ಒಂದು ಕಾಮನೆ ಕೂಡ ಇಲ್ಲ. ಸಮೃದ್ಧ ಕಾಮ ಹೀನೋವ. ನಾರಾಯಣ ಪರೋ ಮುನಿ, ನಾರಾಯಣನನ್ನು ಹರಿರೇವ ಪರಹ, ಹರಿರೇವ ಗುರು ಅಂತ ಯಾರು ಬದುಕ್ತಾರಲ್ಲ ಅಂಥ ವ್ಯಕ್ತಿ. ನಾ ಉತ್ಸರ್ಪೇತ ನ ಶುಷ್ಯೇತ. ಸಮುದ್ರ ಏನು ಮಾಡೋದಿಲ್ಲ, ಆ ಲಿಮಿಟ್ ಮೀರಿ ಬರೋದಿಲ್ಲ, ಒಣಗಿನೂ ಹೋಗೋದಿಲ್ಲ. ಅಂದರೆ ಸಮುದ್ರ ತುಂಬ ಫ್ಲಡ್ಸ್ ಬಂದರೆ ಚೇಂಜ್ ಆಗುತ್ತೋ ಇಲ್ವೋ? ಸಮುದ್ರ ಏನಾಗುತ್ತೆ ತುಂಬ ಫ್ಲಡ್ಸ್ ಬಂದರೆ ಏನಾಗುತ್ತೆ? ಸ್ವಲ್ಪ ಚೇಂಜ್ ಆಗುತ್ತೆ, ಅದು ಕೊರೆತ ಸಮುದ್ರ ಕೊರೆತ ಶುರುವಾಗುತ್ತೆ. ಎಷ್ಟಾಗುತ್ತೆ ಅದು? ವಿತಿನ್ ಲಿಮಿಟ್ಸ್ ಅಷ್ಟೇ, ತುಂಬ ಬರೋದಿಲ್ಲ, ಸ್ವಲ್ಪ ಇರುತ್ತೆ. ಅದಕ್ಕೆ ನಾವು ಉತ್ಸರ್ಪೇತ, ಭಾರಿ ಉಬ್ಬಬಾರದು. ಒಳ್ಳೆ ಸುದ್ದಿ ಬಂತು, ಸಂತೋಷಪಟ್ಟ, ಭಾರಿ ಉಬ್ಬಬಾರದು. ಅದರಿಂದ ನಿಮಗೊಂದು ಹೆಸರು ಕೇಳಿ, ನಮ್ಗೆ ತುಂಬ ಪರಿಚಿತರೊಬ್ಬರು, ಅವ್ರ ಮಗ ಎಸ್ ಎಲ್ ಸಿಯಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಂಡ, ಡಿಸ್ಟಿಂಕ್ಷನ್ ಮಾರ್ಕ್ಸ್ ತಗೊಂಡ. ಮನೆಗೆ ಹೋಗಬೇಕಾಯ್ತು ಅವನಿಗೆ, ತಂದೆ ತಾಯಿ ಬೇಗ ಹೇಳಬೇಕು ಅಂತ ಅವನಿಗೆ ಕುತೂಹಲ. ಹೋದಾಗ ಆಕ್ಸಿಡೆಂಟ್ ಆಯಿತು, ಹೊರಟೋಗ್ಬಿಟ್ಟು. ಇಲ್ಲಿ ಏನು ಪ್ರಾಬ್ಲಮ್ ಎಲ್ಲಿ ಬಂತು ಅವನಿಗೀಗ? ಮಾರ್ಕ್ಸ್ ಬೇಗ ಹೇಳಬೇಕು ಅಂತ ಉಬ್ಬಿಬಿಟ್ಟು ಆದಾನ ಹೋಗ್ತಾ ಇದ್ದು. ಅರ್ಥ ಆಯ್ತಾ? ಒಂದು ಒಳ್ಳೆ ಸುದ್ದಿ ಹೇಳೋಕ್ಕೆ ಅಂತ ಹೊರಟಿದ್ದಾನೆ, ಮೊಬೈಲ್ ಎಚ್ಚರಣೆ ಇಲ್ಲ, ಬೇಗ ಹೋಗಬೇಕು, ಯಾವುದಕ್ಕೂ ಹೊಡೆದ ಹೋಗ್ಬಿಟ್ಟು. ಅವ್ರು ಕಂಟ್ರೋಲ್ ಮಾಡ್ಕೊಂಡಿದ್ರೆ ಈಗ ಆಗ್ತಿತ್ತ? ಎಷ್ಟು ಒಳ್ಳೆ ಸಾಧ ಇದ್ರೆ ಯಾರಿಗೆ ಹೋಗಬೇಕಾಗಿದ್ದು ಸುಖದ ಹ್ಯಾಪಿ ನ್ಯೂಸ್ ಹೇಳಲಿಕ್ಕೆ? ಆಗ ಬಂದು ಅವ್ರು ಮುಟ್ಟಿಸಿದ್ದೇನೋ, ಮೋಸ್ಟ್ ಅನ್ಹ್ಯಾಪಿ ನ್ಯೂಸ್ ಮುಟ್ಟಿದ್ದಾವೆ. ಹೋಗ್ತಾನೆ, ಇದಾಗಿದ್ದು ತಪ್ಪೆಲ್ಲಿ ಅಂತ ಕೇಳಿದರೆ ಅವನು ಏನು ಮ್ಯಾನೇಜ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅವನಿಗೀಗ, ಆ ಸಂತೋಷ ತಡ್ಕೊಳ್ಳೋಕ್ಕಾಗಲಿಲ್ಲ. ಹುಚ್ಚಾಬಟ್ಟೆ ಹೇಳಕ್ಕೆ ಹೋದ ಪ್ರಾಣ ಕಳ್ಕೊಂಡ್ಬಿಟ್ಟು. ಅರ್ಥ ಆಯ್ತಾ? ಅದಕ್ಕೇನೆ ನಾ ಉತ್ಸರ್ಪೇತ, ಮನುಷ್ಯ ಭಾರಿ ಉಬ್ಬಬಾರದು, ಭಾರಿ ಕುಗ್ಗಬಾರದು. ಈ ಮಧ್ಯೆ ಭಾರಿ ಕುಗ್ಗಿದ್ರೆ ಏನಾಗುತ್ತೆ? ದೀಪ ಹಾಳು ಮಾಡ್ಕೊಂಡ್ಬಿಡ್ತಾ. ಅದಕ್ಕೆ ಯಾವ ಕಾಲಕ್ಕೂ ಕೂಡ ಭಾರಿ ಸ್ವಲ್ಪ ಉಬ್ಬದು ಸರಿನೇ, ತಪ್ಪಲ್ಲ. ಅದಕ್ಕೆ ನಾ ಉತ್ಸರ್ಪೇತ, ಮೇರೆ ಮೇರೆ ಮುಗ್ಗಬಾರ್ದು, ಅದು ಮೇರೆ ಮೇರೆ ಕುಗ್ಗಬಾರ್ದು. ಎರಡನ್ನು ಸಮುದ್ರ ನೋಡಿ ಕಲ್ತ್ಕೊಂಡೆ ಅಂತ ಹೇಳ್ತಾ. ಸಮೃದ್ಧ ಕಾಮೋ ಹೀನೋವ ನಾರಾಯಣ ಪರೋ ಮುನಿ ನೋತ್ಸರ್ಪೇತ ನ ಶುಷ್ಯೇತ ಸರಿದ್ಭಿರಿವ ಸಾಗರ. ಇದೇ ಮಾತನ್ನು ಭಗವದ್ಗೀತೆಯಲ್ಲಿ ಇದೇ ದೃಷ್ಟಾಂತ ಕೊಡ್ತಾರೆ. ಆಪೂರ್ಯಮಾಣಂ ಅಚಲ ಪ್ರತಿಷ್ಠಂ ಸಮುದ್ರ ಮಾಪ ಪ್ರವಿಶಂತಿ ಯದ್ವತ್ ತದ್ವತ್ ಕಾಮಾ ಯಂ ಪ್ರವಿಶಂತಿ ಸರ್ವೇ ಸಶಾಂತಿ ಮಾಪ್ನೋತಿ ನ ಕಾಮಕಾಮಿ. ಇದೇ ಶ್ಲೋಕ ಭಗವದ್ಗೀತೆ ಬೇರೆ ರೀತಿಯಲ್ಲಿ ಬರುತ್ತೆ. ಕೃಷ್ಣ ಉಪದೇಶ ಮಾಡ್ತಾ ಅರ್ಜುನಿಗೆ ಹೇಳೋ ಮಾತು. ಸಮುದ್ರ ನೋಡೋ ಅರ್ಜುನ ಹೇಗಿರುತ್ತೆ, ಎಷ್ಟು ತುಂಬಿದ್ರೂ ಉಬ್ಬೋದಿಲ್ಲ, ಎಷ್ಟು ತುಂಬಿದ್ರೂ ಕುಗ್ಗೋದಿಲ್ಲ, ಒಂದು ಹನಿ ನೀರು ಬೇಕು ಅಂತೇಳಿ ಸಮುದ್ರ ನದಿಗೆ ಹರ್ಕೊಂಡು ಬರೋದಿಲ್ಲ, ನದಿ ಸಮುದ್ರಕ್ಕೆ ಹರ್ಕೊಂಡು ಹೋಗುತ್ತೆ ಹೊರತು ಸಮುದ್ರ ನದಿಗೆ ಬರೋದಿಲ್ಲ. ಡಿಫ್ರೆನ್ಸ್ ಗೊತ್ತಾಯ್ತಾ? ನದಿಗಳು ಅಂದರೆ ಭೋಗಗಳು, ಸಮುದ್ರ ಅಂದರೆ ನಾವು. ಭೋಗಗಳು ನಮ್ಮ ಹತ್ರ ಬರಬೇಕೆ ಹೊರತು ನಾವು ಅದರ ಹತ್ರ ಹೋಗಬಾರ್ದು. ಅರ್ಥ ಆಯ್ತಾ? ಸಮುದ್ರದ ನಾವು ಹುಡ್ಕೊಂಡು ಹೋಗಬಾರ್ದು. ಬಂದ ಭೋಗಲ್ಲಿ ಏನು ಮಾಡಬೇಕು ನಾವಾಗ? ವಿತ್ ಕೇರ್ಫುಲ್ಲಾಗಿ ಉಪಯೋಗಿಸ್ಬೇಕು ಅಷ್ಟೇ ಹೊರತು ಇದು ಸರ್ಚಾಗಿ ಹೋಗಬಾರ್ದು. ತಿಳಿತಾ? ಅದಕ್ಕೆ ಬಡಿಸೋ ಪದ್ಧತಿ ಯಾಕೆ ಬಂತು ಅಂದರೆ, ಬಡಿಸಿದ್ದು ಊಟ ಮಾಡಬೇಕು ಅಂತ ಅಲ್ಲಿಗೆ ಹೋಗಬಾರ್ದು. ತೀರ ಬಾಯ ಅಡುಗೆ ಮೇಲೆ ನುಗ್ಗಬಾರ್ದು ಎಲ್ಲರೂ ಕೂಡ ಹೋಗ್ತಾನೆ, ಅದು ಹೋಯ್ತೀವಿ. ದರ್ಶನಗಳು ಬಂದ ಮೇಲೆ ಅವರೇ ನುಗ್ಗಿಬಿಡ್ತಾರೆ, ಆ ಥರ ಆಗಿ ಹಾಗಾಗಬಾರ್ದು. ಅದು ನಮಗೆ ಬೇಕು ನಿಜ, ಅದು ಬಂದಿದ್ದ ದಕ್ಷತೆ ಹೊರತು ಅಲ್ಲಿ ಬಂದು ಅಲ್ಲಿಗೆ ಹೋಗೋದಿಲ್ಲ. ಅಥವಾ ಬಡಿಸ್ಬೇಕು, ಅಲ್ಲಿಗೆ ಕಿತ್ಕೊಳ್ಳಲ್ಲ ಮಧ್ಯಾಹ್ನ ಬಡಿಸ್ಬೇಕಾದ್ರೆ ತಟ್ಟಿಗಾಗಿ ತೊಗೊಂಬಿಟ್ಟು ಏನು ಮಾಡಬೇಕು? ಆ ಡಿಸಿಪ್ಲಿನ್ ಇದೆ ತಾನೆ. ನಮಗೆ ಎಷ್ಟೇ ಬೇಕಾಗಿದ್ದರೂ ಕೂಡ ನಮಗೆ ಎರಡು ಬೇಕು, ಒಂದೊಂದು ಹಾಕ್ತಾನೆ ಬೇಕಾದಷ್ಟಿದೆ. ಇನ್ನೊಂದು ಅಕ್ಕ ಕೈ ತೊಗೊಂಬಿಟ್ರೆ ಏನಾಗುತ್ತಾಗ? ಉಳಿದವರೆಲ್ಲ ಊಟಿಲ್ದಾಗುತ್ತೆ. ಇವತ್ತು ಅದು ಏನಿರಿ, ಎಂಜಲು ಅಂದರೆ ಇವತ್ತು ಪವಿತ್ರ ಅಂತ ಆಗಿಬಿಟ್ಟಿದೆ ಜನಗಳಿಗೆ. ಹೋಗ್ತಾನೆ ಒಬ್ಬನ ಮುಡಿ ಮಲಕೈಯಲ್ಲಿ ಮುಟ್ಟಿಬಿಟ್ಟ ಅಂದ್ರೆ ಏನಾಗುತ್ತೆ? ಊಟ ಮಾಡೋನು, ಉಳಿದೆಲ್ಲ ವೇಸ್ಟ್. ನಮಗೆ ಅರ್ಥ ಆಗಬೇಕು, ನಮಗೂ ಇಲ್ಲ ಅಷ್ಟು ತಿನ್ನೋ ಶಕ್ತಿ, ನಮಗಿಲ್ಲ. ಉಳಿದವ್ರು ತಿಂದ ಮಾಡಿದ್ದೇವೆ, ಹಾಗಾಗಬಾರ್ದು. ಅದಕ್ಕೋಸ್ಕರ ಎದುರಿ ಪದಾರ್ಥ ಇದ್ರೂ ಕೂಡ ಅವ್ರು ಹಾಕೋದಕ್ಕೋಸ್ಕರ ಹಾಕಿ ಕಾಯ್ತಿರ್ತೇವೋ, ಎದುರಿ ಭೋಗ ಇದ್ರೂ ಕೂಡ ಶಾಸ್ತ್ರೋಕ್ತವಾಗಿ ಅದು ಬರಬೇಕು ಅಂತ ಕಾಯ್ಬೇಕೇ ಹೊರತು ನಾವು ಅದಕ್ಕೇನು ಮಾಡಬಾರ್ದು, ನಾವಾಗಿ ಹುಡ್ಕೊಂಡು ಹೋಗಬಾರ್ದು. ಸಮುದ್ರ ಇದ್ದಾಗಿರಬೇಕು ಅಂತ ಭಗವಂತ ಅಲ್ಲಿ ಹೇಳ್ತಾನೆ. ಅದು ದೃಷ್ಟಿ ಇದರ ದೃಷ್ಟಿ ಎಕ್ಸ್ಟೆಂಡೆಡ್ ಫಾರಮ್. ದೃಷ್ಟ್ವಾ ಸ್ತ್ರೀಯಂ ದೇವಮಾಯಾಂ ತದ್ಭಾವೈ ರಚಿತೇಂದ್ರಿಯ ಪ್ರಲೋಭಿತ ಪತತ್ಯಂಧೇ ತಮಶ್ಯಗ್ನೌ ಪತಂಗವತ್. ಇವತ್ತು ಸ್ತ್ರೀ ಮೊದಲಾದ ಭೋಗಗಳು ಹೇಗೆ ಅಂತ ಕೇಳಿದರೆ, ಮನುಷ್ಯ ಪತಂಗದಂತೆ ಅವನ್ನ ಅಪಾರ್ಥ ಮಾಡ್ಕೊಂಡು ಹಾಳಾಗಿ ಹೋಗಿಬಿಡ್ತಾನೆ ಅಂತ ಹೇಳ್ತಾರೆ. ಒಳ್ಳೆ ದೃಷ್ಟಾಂತ ಇದು. ಯೋಷಿತ್ಸು ಲಲ್ಪಾಭರಣಾಂಬರಾದಿ ದ್ರವ್ಯೇಷು ಮಾಯಾರಚಿತೇಷು ಮೂಢಃ ಪ್ರಲೋಭಿತಾತ್ಮಾಹಿ ಉಪಭೋಗ ಬುದ್ಧ್ಯಾ ಪತಂಗವನ್ನ ಸ್ಯತಿ ನಷ್ಟದೃಷ್ಟಿ. ದೀಪದ ಹುಳು, ಪತಂಗ ಅಂದರೆ ದೀಪದ ಹುಳು. ಅದೇನು ಮಾಡುತ್ತೆ ಗೊತ್ತಾ? ದೀಪದ ಹತ್ರ ಹೋಗುತ್ತೆ, ಮತ್ತೆ ಬರುತ್ತೆ, ಮತ್ತೆ ಹೋಗುತ್ತೆ, ಮತ್ತೆ ಹೋಗಿ ಕೊನೆಗೆ ಏನಾಗುತ್ತೆ? ಅದು ಅದರಲ್ಲಿ ಸಿಕ್ಕ ಸತ್ತು ಹೋಗ್ಬಿಡುತ್ತೆ. ಗೊತ್ತಾಯ್ತಾ? ನೋಡಿ ದೀಪಗಳು ಬಂದ ನೋಡಿ, ನೀವು ಇಷ್ಟಿಷ್ಟು ಸತ್ತು ರಾಶಿ ರಾಶಿ ಸತ್ತು ಬಿದ್ದೀರ. ಅದು ಏನು ತಿಳ್ಕೊಂಡಿದೆ ಗೊತ್ತಾ? ದೀಪನ ಫುಡ್ ಅಂತ ತಿಳ್ಕೊಂಡ್ಬಿಟ್ಟಿದೆ. ದೀಪ ತಿನ್ನಕ್ಕೆ ಹೋಗಿ ಸತ್ತು ಹೋಗಿಬಿಡುತ್ತೆ. ನಾವು ಹಾಗೆ ತಿಳ್ಕೊಂಡಿದ್ದೇವೆ. ಭೋಗ ಪದಾರ್ಥಗಳು ಏನು ಗೊತ್ತಾವು? ಅವು ಆ್ಯಕ್ಚುಲಿ ಕಿಲ್ಲರ್ಸ್. ಅವು ನಾವು ಏನು ಮಾಡಿ ತಿಳ್ಕೊಂಡಿದ್ದೇವೆ, ಅದನ್ನು ಬದುಕುತ್ತೇವೆ ಅಂತ ತಿಳ್ಕೊಂಡ್ಬಿಟ್ಟಿದ್ದೇವೆ. ಅದು ಭೋಗ ಪದಾರ್ಥಗಳ ಬಗ್ಗೆ ಯಾವ ದೃಷ್ಟಿ ನಮಗಿರಬೇಕು ಅಂದರೆ ಅವು ಭಾಳ ಕೇರ್ಫುಲ್ಲಾಗಿರಬೇಕು. ಇವತ್ತು ನಾವು ವೆಹಿಕಲ್ ಮೇಲೆ ಹೋಗ್ತಾ ಇರ್ತೇವೆ ಅಂತ ತಿಳ್ಕೊಂಬಿಟ್ಟು ಟೈರ್ ಇದೆ ಹೋಗ್ತಾ ಇದ್ದೇವೆ. ಆ್ಯಕ್ಚುಲಿ ಮುಂದೆ ಹೋಗ್ತಾ ಹೋಗ್ತಾ ಟೈರ್ ಕೂಡ ಏನಾಗುತ್ತೆ? ಟೈರ್ ಏನಾಗುತ್ತೆ? ಸವಿತಾ ಸವಿತಾ ಹೋಗುತ್ತೆ. ಆ ರೀತಿಯೇ ನಮ್ಮ ಜೀವನದಲ್ಲಿ ಭೋಗಗಳು ದಾರಿಯನ್ನು ಸವಿಯುತ್ತೆ, ಟೈರು ಸವಿಯುತ್ತೆ. ಅದೇ ರೀತಿ ನಮ್ಮ ಜೀವನದಲ್ಲಿ ಯಾವ ಭೋಗ ಅನುಭವಿಸಿದಾಗಲೂ ಕೂಡ ಅಫೆಕ್ಟ್ ನಮ್ಮ ಬಾಡಿಗೆ ಆಗೇ ಆಗುತ್ತೆ. ಆ ಎಚ್ಚರ ಇಲ್ಲದೆ ಹೋಗಿಬಿಟ್ರೆ ಆ ಪತಂಗದ ಹುಳು ಹೇಗೆ ಬೆಂಕಿಯನ್ನು ಆಹಾರ ಅಂತ ತಿಳ್ಕೊಂಡು ತಿನ್ನಕ್ಕೆ ಹೋಗಿ ಸತ್ತು ಹೋಗುತ್ತೋ, ಅದೇ ರೀತಿಯಲ್ಲಿ ನಾವು ಕೂಡ ಹಾಳಾಗಿ ಹೋಗ್ತೇವೆ. ಅದು ಭೋಗದ ಬಗ್ಗೆ ಹೇಗಿರಬೇಕು ಯಾವಾಗಲೂ? ವಿತ್ ಆಲ್ ಲಿಮಿಟ್ಸ್ ಇರಬೇಕು ನಾವು. ಅದನ್ನೇ ಭಗವಂತ ಗೀತೆಯಲ್ಲಿ ಹೇಳಬೇಕಾದ್ರೆ, ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖ. ಆಹಾರ ಎಷ್ಟಿರಬೇಕು ಯಾವಾಗಲೂ? ಯುಕ್ತ ಆಹಾರ ವಿಹಾರ, ಯೋಗ್ಯ ಆಹಾರ ಎಷ್ಟು ಬೇಕೋ ಅಷ್ಟು, ಎಲ್ಲಿ ಬೇಕೋ ಅಲ್ಲಿ, ಯಾವ ಪ್ರಮಾಣನೋ ಆ ಪ್ರಮಾಣ. ಎಷ್ಟು ಅಡುಗೆ ಮಾಡಿರ್ಬೋದು, ಅನ್ನ ತಿನ್ನಕ್ಕಾಗತ್ತ ನಮ್ಮ ಕೈಯಲ್ಲಿ? ಎಷ್ಟು ತಿನ್ಬೇಕು ನಾವು? ನಮ್ಗೆ ಎಷ್ಟು ಬೇಕೋ ಅಷ್ಟೇ, ಅಷ್ಟೇ ಹೊರತು ಬೇರೆ ಅಲ್ಲ. ಅದಕ್ಕೆ ಒಳ್ಳೆ ದೃಷ್ಟಾಂತ ಏನು ಅಂದರೆ, ನಾವು ಪೆಟ್ರೋಲ್ ಬಂಕ್ ಕಾಣುತ್ತೆ, ವೆಹಿಕಲಿ ಪೆಟ್ರೋಲ್ ಹಾಕ್ತೀವಿ, ಎಷ್ಟು ಹಾಕ್ತೇವೆ ನಾವೀಗ? ಎಲ್ಲ ಟ್ಯಾಂಕ್ ಫುಲ್ ಮಾಡಿಸ್ಬಿಡ್ತೇವ. ಏನು ಮಾಡ್ತೀವಿ ಫಸ್ಟು? ಎಷ್ಟು ದೂರ ಹೋಗಬೇಕು ಮೊದಲು ನೋಡ್ತೇವೆ ನಾವು, ಹೊತ್ತಾನೆ ಎಷ್ಟು ದೂರ ಹೋಗಬೇಕು ನೋಡ್ತೇವೆ, ಅಷ್ಟು ಮಾತ್ರ ಪೆಟ್ರೋಲ್ ಹಾಕಿಸ್ತೇವೆ. ಇರೋ ಪೆಟ್ರೋಲಲ್ಲಿ ಹಾಕು ಅಂತ ಹೇಳೋದಿಲ್ಲ, ಟ್ಯಾಂಕ್ ಫುಲ್ಲು ಮಾಡಿಸೋದಿಲ್ಲ. ಎಷ್ಟು ಬೇಕು ಅಷ್ಟೇ. ಕೆಲವರಂತೂ ಎಷ್ಟು ಬುದ್ಧಿವಂತ ಇರ್ತಾರೆ ಅಂದರೆ, ಪೆಟ್ರೋಲ್ ಬಂಕ್ ಕಂಡಾಗಲ್ಲ ಸ್ವಲ್ಪ ಹಾಕ್ತಾ ಹೋಗ್ತಿರ್ತಾರೆ, ಅವ್ರು ಜಾಸ್ತಿ ಹಾಕ್ಸೋದಿಲ್ಲ. ಗೊತ್ತಾಯ್ತಾ? ಯಾಕೆ ಅಂತ ಕೇಳಿದ್ರೆ ವೇಸ್ಟ್ ಆಗಬಾರ್ದು. ಕೆಲವ್ರು ಇಷ್ಟಕ್ಕೆ ಕದ್ಕೊಂಡು ಹೋಗೋ ಬೇರೆ ಇರ್ತಾರಲ್ಲ, ಇಷ್ಟಕ್ಕೆ ಕದ್ಕೊಂಡು ಹೋಗೋರು ಇರ್ತಾರೆ. ಅದಕ್ಕೆ ಎಷ್ಟು ಬೇಕೋ ಅಷ್ಟೇ. ಬಟ್ ಡ್ರೈವರ್ ಕೈ ಒಪ್ಪಿಸ್ಬೇಕು ಮಾಡಿ ಚೆಕ್ ಮಾಡಿಕೊಡ್ತಾರೆ, ಆ ಸೂಪ್ಸೆ ಮಿಸ್ಯೂಸ್ ಮಾಡಬಾರ್ದು ಅಂತ ಹೇಳಿ ಚೆಕ್ ಮಾಡಿಕೊಡ್ತಾರೆ. ಅದೇ ರೀತಿಯಲ್ಲಿ ನಮ್ಮ ಬಾಡಿಗೆ ನಾವೇನು ಮಾಡ್ತೇವೆ ಗೊತ್ತೇನು? ಕುಡಿತಾರೆ. ಯಾಕೆಂದ್ರೆ ಅವ್ರು ಕೊಟ್ಟರು ಕುಡಿತಾನೆ, ತಿಂತಾನೆ, ತಿಂದು ಕೊಟ್ಟರು ತಿಂತಾನೆ. ಪೆಟ್ರೋಲ್ ಬಂಕ್ ಯಾಕೆ ಪೆಟ್ರೋಲ್ ಹಾಕ್ಸಿದ್ರೆ? ಪೆಟ್ರೋಲ್ ಬಂಕ್ ಕಾಣಿಸ್ತೀವಿ, ಪೆಟ್ರೋಲ್ ಹಾಕ್ತೀವಿ ಅಂತ ಹೇಳ್ತಾರೆ. ಅದ್ರ ಕೂಡ ನೆಸ್ಸಿಟಿ ಇಂದ ತಾನೇ ಹಾಕ್ಸೋದವನು. ಎಲ್ಲ ಪೆಟ್ರೋಲ್ ಬಂಕ್ ಏನಾಗಿರ್ಬೋದು, ಎಲ್ಲೂ ಹಾಕ್ಸಲ್ಲ, ಅದು ಪೆಟ್ರೋಲ್ ಇದೆ ಅದ್ರ ಮತ್ತೆ ಹಾಕ್ಸ್ಬೇಕು ಅಂತ ಹೇಳ್ತಾನೆ. ಹೋಗ್ತಾನೆ. ಆ ಥರ ಇರಬೇಕು. ನಾವಾಗಲೇ ಆಹಾರ ತೊಗೊಂಡಾಗಿದೆ, ಫರ್ದರ್ ಆಹಾರ ನೆಸ್ಸಿಟಿ ಇಲ್ಲ ಅಂತ ಬಿಟ್ಟುಬಿಟ್ರೆ ಉಳಿಯೋದು ಯಾವುದನ್ನು? ಆರೋಗ್ಯ ಉಳಿಯುತ್ತೆ. ಕಂಡು ಕಂಡು ಹಾಕ್ಸಿದ್ರೆ ಏನಾಗುತ್ತೆ? ತಿಂದಾಗೆಲ್ಲ ದೇಹ ಹಾಳಾಗುತ್ತೆ. ಇವತ್ತು ನಮ್ಮ ದೇಹ ನಾವೆಲ್ಲ ತುಂಬ ಜನ ತಿಂತಿರೋದು ನೆಸ್ಸಿಟಿಯಿಂದ ತಿನ್ನೋದಿಲ್ಲ. ಯಾತಕ್ಕೆ ತಿಂತೇವೆ ಗೊತ್ತಾ? ಅವರ ಕೊಟ್ಟರು ತಿನ್ನು, ಇವರು ಕೊಟ್ಟರು ತಿನ್ನು, ಕೆಲವರಂತೂ ಇದು ನನ್ನ ಪಾಲು ಅವ್ರ ಪಾಲು ಇವ್ರ ಪಾಲು ಅಂತ ಹಾಕ್ತಿರ್ತಾನೆ. ಅವನು ಹಾಕಿ ತಿಂತಾನೆ ಕೂತಿರ್ತಾನೆ ಹಾಗೆ. ಆ ಸರಿನಾ ಸ್ವಾಮಿ, ನೀವು ಎಂ ಯಾರೇ ಪಾಲು ಹೊಟ್ಟೆ ಮಾತ್ರ ನಂದೇ ನೆನಪಿರಲಿ ಅಂತ ಹೇಳಿದ್ರು. ನೀವು ಯಾರೇ ಹಾಕಿದ್ರು ಕೂಡ ಹೊಟ್ಟೆ ಯಾರದಿದ್ರು ನಮ್ಮದೇ, ಹಗಲ ತಿನ್ನಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು. ಆ ಎಚ್ಚರ ಇದ್ದರೆ ಮನುಷ್ಯನಿಗೆ ಏನು ಬರೋದಿಲ್ಲ, ರೋಗ ಬರೋದಿಲ್ಲ, ಮತ್ತು ದುಃಖ ಆಗೋದಿಲ್ಲ, ಸುಖವಾಗಿರ್ತಾರೆ. ಎಷ್ಟೋ ಜನರು ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡ್ಕೊಂಡ್ಬಿಡ್ತಾರೆ. ಒಂದು ಉದಾಹರಣೆ ಹೇಳ್ತೀರಿ ಕೇಳಿ. ಬಹಳ ವರ್ಷಗಳ ರಾಯಚೂರಲ್ಲಿ ಪ್ರವಚನ ಇತ್ತು. ಒಬ್ಬ ಆಚಾರ್ಯ ಯಾರೋ ಕೊಪ್ಪಳದವರು ಬಂದಿದ್ರು ಪಾಪ, ಉಪನ್ಯಾಸ ಕೇಳಬೇಕು ಅಂತ ಬಂದಿದ್ರು. ಅದಕ್ಕಾಗಿ ಬಂದಿದ್ದಾರೆ ಪಾಪ. ಯಾರದ ಮನೆಗೆ ಒಬ್ರು ಊಟಕ್ಕೆ ಕರೆದ್ರು, ಹೋದ್ರು ಅಲ್ಲಿ ತುಪ್ಪ ಗಿಪ್ಪ ಹಾಕೋದು ಭಾರಿ ಜಾಸ್ತಿ. ತುಪ್ಪ ಹಾಕಿದ್ದು ಬೇಡ ಅಂದಾಗೆಲ್ಲ ಹಾಕ್ತಾರೆ, ಬೇಡ ಅಂದಾಗೆಲ್ಲ ಹಾಕ್ತಾರೆ. ಬರೀ ಮನುಷ್ಯ ಆರೋಗ್ಯ ಕೆಟ್ಟೋಯ್ತು. ಅದು ರಾತ್ರಿ ಊರಿಗೆ ಹೋಗ್ಬಿಟ್ರು. ಇವ್ರು ಏನು ದೊಡ್ಡ ಕೆಲಸ ಮಾಡಿದಾಗೈತೆ ಇವ್ರು ಗೊತ್ತಾಯ್ತಾ? ಇವ್ರಿಗೆ ಬಂದು ಪ್ರವಚನಕ್ಕೆ ಅಂತ ಬಂದು ಮನುಷ್ಯನ ಏನು ಮಾಡಿದ್ರು, ವಾಪಸ್ ಕಳಿಸಿದಾಗಾಯ್ತು ಊರಿಗೆ. ತಿನ್ನಿ 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 ಹಾಕಿದಾಗ ಸೈಡಿಂದ ಹಾಕೋದು, ಇಷ್ಟು ದೊಡ್ಡ ಬಟ್ಟೆ ಸುರಿದು ಬಿಡ ತಂದುಬಿಟ್ಟು. ಆ ಮನುಷ್ಯಗೊಂದು ಆ ಬ್ರಾಹ್ಮಣ ಏನು ಅಂತ ಕೇಳಿ, ತುಪ್ಪ ಚೆಲ್ಲಬಾರದು, ಇನ್ನೊಂದು ಮಾತಿದೆ, ತುಪ್ಪ ಚೆಲ್ಲಬಾರ್ದು, ಹಾಕಿದಾಗೆಲ್ಲ ತಿಂದು ತಿಂದು ಕೊನೆಗೆ ಏನಾಯಿತು, ಸೀದಾ ಹೌದು ಆರೋಗ್ಯ ಕೆಟ್ಟು ಆಸ್ಪತ್ರೆಸಿ ಊರಿಗೆ ಹೋಗ್ಬಿಟ್ರು ವಾಪಸ್. ಈಗ ಅದ್ರ ಗತಿ ಏನಾಗುತ್ತೆ? ತುಪ್ಪ ತಿಂದು ತಪ್ಪಲ್ಲ, ಎಷ್ಟು ತಿಂದು ತಪ್ಪದು, ಮಿತಿ ಬೀರಿ ತಿಂದು ತಪ್ಪಾಯ್ತು. ಅದಕ್ಕೆ ಎಂದೂ ಕೂಡ ಮನುಷ್ಯನಾದವನು ಆಹಾರವು ಕೂಡ ಹೆಚ್ಚು ತಿಂದರೆ ಏನಾಗುತ್ತೆ, ವಿಷ ಆಗುತ್ತೆ. ಎಷ್ಟು ಬೇಕು ಅಷ್ಟೇ ತಿನ್ನಬೇಕು, ಅಜೀರ್ಣ ಅನ್ನೋದು ವಿಷ ಇದ್ದಾಗ ಲೆಕ್ಕ. ಅದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಪತಂಗದ ಹುಳಿನ ದೃಷ್ಟಾಂತವನ್ನು ಕೊಟ್ಟರು. ಇನ್ನು ಒಳ್ಳೆ ದೃಷ್ಟಾಂತ ಕೊಡ್ತಾರೆ. ಸ್ತೋಕಂ ಸ್ತೋಕಂ ಗ್ರಸೇತ್ ಗ್ರಾಸಂ ದೇಹೋ ವರ್ತೇತ ಯಾವತ ಗೃಹಾತ್ ವ್ರತೇತ್ ಸಮಾತಿಷ್ಠನ್ ವೃತ್ತಿಂ ಮಾಧುಕರೀಂ ಮುನಿಹಿ. ಜೇನು ಹುಳು ನೋಡಿ ಒಂದು ವಿಷಯ ಕಲ್ತ್ಕೊಂಡೆ ಅಂತ ಹೇಳಿದ. ಜೇನು ಹುಳು ನೋಡಿ ಕಲ್ತ್ಕೊಂಡೆ. ಜೇನು ಏನು ಮಾಡುತ್ತೆ ಗೊತ್ತಾ? ಒಂದೇ ಹೂವಿಗೆ ಹೋಗೋದಿಲ್ಲ, ಹುಡ್ ಚೇಂಜ್ ಮಾಡ್ತಾ ಹೋಗುತ್ತೆ ಹೂವುಗಳನ್ನು. ಅದನ್ನು ನೋಡಿದೆ ನಾನು, ಓ ಹೀಗಿರಬೇಕು ಅಂದ್ಕೊಂಡೆ ನಾನು. ಏನು ಮಾಡಬೇಕು ಗೊತ್ತಾ? ಮಧುಕರ ವೃತ್ತಿ ಅಂತ ಅದಕ್ಕೆ ಹೆಸರು. ಮಧುಕರ ವೃತ್ತಿ ಎನ್ನದು ಅದು ಬಲು ಚೆನ್ನದು. ಮಧುಕರ ವೃತ್ತಿ ಅಂದರೆ ಏನು? ಒಂದು ಮನೆಗೆ ಹೋಗೋದು, ಐದಾರು ಮನೆಗಳಿಗೆ ಹೋಗಿಬಿಟ್ಟು ಆಹಾರ ಸಂಗ್ರಹ ಮಾಡಿ ಅದರ ಮೇಲೆ ಬದುಕೋ ವೃತ್ತಿಗೆ ಮಧುಕರ ವೃತ್ತಿ ಅಂತ ಕರೀತಾರೆ. ಹಿಂದೆ ಅದಿತ್ತು. ಹಿಂದೆ ಯತಿಗಳಾಗಲಿ ಬ್ರಹ್ಮಚಾರಿಗಳಾಗಲಿ ಸ್ವಂತ ಅಡಿಗೆ ಮಾಡ್ಕೋಬಾರದು ಅಂತಿತ್ತು. ಸ್ವಂತ ಅಡಿಗೆ ಮಾಡ್ಕೊಂಡು ಏನಾಗುತ್ತೆ ಯತಿಗಳು ಬ್ರಹ್ಮಚಾರಿಗಳು? ಅಡಿಗೆ ಕೆಲಸನೇ ದೊಡ್ಡದಾಗ್ಬಿಡ್ತು, ಕೊನೆಗೆ ಏನಾಗೋದಿಲ್ಲ, ಓದೋ ಕೆಲಸ ನಿಂತು ಹೋಗ್ಬಿಡುತ್ತೆ. ಅದಕ್ಕೇನು ಮಾಡಿದ್ದಾರೆ ಅವರಿಗೆ? ಸ್ವಂತ ಅಡಿಗೆ ಮಾಡ್ಕೋಬೇಡಿ, ಭಿಕ್ಷಾನ್ನದಿಂದ ಬದುಕಿ ಅಂತ ಹೇಳ್ತೀವಿ. ಭಿಕ್ಷಾನ್ನ ಅಂದರೆ ಎಲ್ಲೆಲ್ಲೋ ಭಿಕ್ಷೆ, ಅಮ್ಮ ತಾಯಿ ಭಿಕ್ಷೆಗಳಲ್ಲ, ಮತ್ತೆ ಅಗ್ರಹಾರಗಳಿರ್ತೀವಿ. ಬರೀ ಬ್ರಾಹ್ಮಣರ ಮನೆಗಳು ಒಳ್ಳೊಳ್ಳೆ ರೀತಿಯಲ್ಲಿ ಶಾಸ್ತ್ರೋಕ್ತವಾಗಿ ಅಡಿಗೆ ಮಾಡೋ ಜನಗಳು ಅವ್ರ ಮನೆ ಬಂದು ನಿಂತ್ಕೊಳ್ಳಿ, ಒಡ ಹೋಗ್ತಿದ್ದಿಲ್ಲ ಅವರು. ಭಿಕ್ಷಾಂದೇಹಿ ಅಂತ ಕೇಳೋರು, ಅವ್ರು ತಂದು ಹಾಕಿಬಿಡೋರು. ಅವ್ರು ಎಷ್ಟಾಗ್ತಿದ್ದು ಇಷ್ಟಿಷ್ಟು ಹಾಕೋರು, ಐದಾರು ಮನೆಗೆ ಹೋಗೋದು ಸಾಕಾಗ್ತಿತ್ತು, ಊಟ ಮಾಡ್ಕೊಬಿಡೋರು. ಅದಕ್ಕೆ ಮಧುಕರ ವೃತ್ತಿ ಅಂತ ಕರೀತಾರೆ. ಸ್ತೋಕಂ ಸ್ತೋಕಂ ಗ್ರಸೇದ್ ಗ್ರಾಸಂ, ಸ್ವಸ್ವಲ್ಪ ಗ್ರಾಸ ಅಂದ್ರೆ ಆಹಾರವನ್ನು ಸಂಗ್ರಹ ಮಾಡಬೇಕು. ಇದು ಯಾವುದರಿಂದ ಕರೆಯೋದು ಅಂತ ಕೇಳಿದ್ರೆ, ಜೇನುಹುಳಿಂದ ಕರೀತಕ್ಕಂಥ ಪದ್ಧತಿ. ಜೇನುಹುಳು ಅನೇಕ ಪುಷ್ಪಗಳಿಗೆ ಹೋಗಿ ಅಲ್ಲಿಂದ ಮಕರಂದವನ್ನು ತಗೊಂಡು ಹೇಗೆ ಮಧು ಸಂಗ್ರಹವನ್ನು ಮಾಡುತ್ತೋ ಆ ರೀತಿ ನಾವೇನು ಮಾಡಬೇಕು ಅಂದರೆ, ಅದು ಕೆಲವು ಮನೆಗಳಿಗೆ ಮಾತ್ರ ಹೋಗಿಬಿಟ್ಟು ಒಂದೇ ಮನೆಗೆ ಅಟ್ಯಾಚ್ ಆಗಬಾರ್ದು. ಒಂದೇ ಮನೆಗೆ ಹೋದರೆ ಏನಾಗುತ್ತೆ? ಅಭಿಮಾನ ಕ್ರಿಯೇಟ್ ಆಗುತ್ತೆ, ಮತ್ತೆ ಅಲ್ಲೇ ಅಭಿಮಾನ ಶುರುವಾಗಿಬಿಡುತ್ತೆ ಆಮೇಲೆ. ಹಾಗಾಗಬಾರ್ದು. ಮತ್ತೆ ಇನ್ನೊಂದು ಪದ್ಧತಿ ಉಂಟು. ದೊಡ್ಡೂರುಗಳಾದರೆ ಹೋದ ಮನೆ ಮತ್ತೆ ಹೋಗಬೇಡಿ ಅಂತ ಹೇಳ್ತಾರೆ. ಹೋದ ಮನೆ ಮತ್ತೆ ಹೋಗಬಾರ್ದು, ಯಾಕೆ ನಮ್ಮ ಮನೆ ಮನೆ ಶುರುವಾಗ ಕೊನೆಗೆ ಏನಾಗಿಬಿಡುತ್ತೆ, ಏನೇನೋ ಡೆವಲಪ್ಮೆಂಟ್ಸ್ ಬೇರೆ ಆಗಿಬಿಡುತ್ತೆ. ಅದು ನಮ್ಮ ಉದ್ದೇಶ ಏನೀಗ, ನಮಗೆ ಆಹಾರ ಬೇಕು, ಓದೋದಕ್ಕೆ ಆಹಾರ ಬೇಕು ಅಷ್ಟೇ. ಅದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ಸಿಗಬೇಕು ಹೊರತು ಸಂಬಂಧ ಬೆಳೆಸ್ಕೊಳ್ಳೋದಕ್ಕೆ ಹೋಗಬಾರ್ದು. ಇದು ಪದ್ಧತಿ. ಅದು ಅಲ್ಲೂ ಸಿಗೋದು ಬೇರೆ ಊರಿಗೆ ಹೋಗ್ಬಿಡ್ಬೇಕಂತ ಆಮೇಲೆ ಆ ಊರಲ್ಲಿ ಮತ್ತೆ ಬೆಳೆಯುವ. ಅದಕ್ಕೆ ಯತಿಗಳಿಗೆ ಏನು ಮಾಡಿದ್ರು ಗೊತ್ತಾ? ಪ್ರತಿ ದಿವಸ ಊರು ಯಾವುದಕ್ಕೆ ಚೇಂಜ್ ಮಾಡ್ಬೇಕಾದ್ರೆ ಒಂದೇ ಊರಲ್ಲಿ ಏನಾಗುತ್ತೆ, ಅದು ಅಟ್ಯಾಚ್ಮೆಂಟ್ ಡೆವಲಪ್ ಆಗುತ್ತೆ. ಮತ್ತೆ ಅದಕ್ಕೋಸ್ಕರ ಊರು ಚೇಂಜ್ ಮಾಡ್ತಾ ಇರಿ ಅಂತ ಹೇಳ್ತಾರೆ. ಪ್ರತಿ ದಿವಸದಲ್ಲೂ ಮುಂದಕ್ಕೆ ಹೋಗ್ತಾನೆ ಇರಬೇಕು. ಯಾರ ತಗ್ಗಿದ್ರು ಸಂಪರ್ಕ ಹೆಚ್ಚು ಬರಬಾರ್ದು. ಅವರ ಜೀವನದ ಗುರಿ ದೇವರನ್ನು ಮೆಚ್ಚೋದೇ ಹೊರತು ಅಟ್ಯಾಚ್ಮೆಂಟ್ ಇಟ್ಕೊಳ್ಳೋದಲ್ಲ. ಅದನ್ನು ಮಧುಕರದಿಂದ ಕಲಿತೆ ಅಂತ ಹೇಳ್ತಾರೆ. ಅಣುಭ್ಯಶ್ಚ ಮಹದ್ಭ್ಯಶ್ಚ ಶಾಸ್ತ್ರೇಭ್ಯ ಕುಶಲೋ ನರಃ ಸರ್ವತಃ ಸಾರವಾದ ದ್ಯಾತ್ ಪುಷ್ಯೇ ಪುಷ್ಪೇಭ್ಯ ಇವ ಷಟ್ಪದ. ಈ ಮಧುಕರದಿಂದ ಎರಡು ಕಲಿಯೋದು. ಒಂದು, ಅನೇಕ ಮನೆಗಳಿಗೆ ಹೋಗಿ ಸ್ವಲ್ಪ ಸ್ವಲ್ಪ ತಗೊಳ್ಳು. ಇನ್ನೊಂದು, ಆ ಮನೆ ದೊಡ್ಡದೋ ಚಿಕ್ಕದೋ ಮುಖ್ಯ ಅಲ್ಲ. ಅಣುಭ್ಯಶ್ಚ ಮಹದ್ಭ್ಯಶ್ಚ, ಚಿಕ್ಕ ಹೂವಾದರೂ ಸರಿ, ದೊಡ್ಡ ಹೂವಾದರೂ ಸರಿ, ಎಷ್ಟು ಬೇಕೋ ಅಷ್ಟು ತಗೊಂಡು ಹೋಗ್ತಿರೋದು ಮುಂದಕ್ಕಷ್ಟೇ. ಅದು ಮಧುಕರ ವೃತ್ತಿ ಅಂತ ಕರೀತಾರೆ. ನಮ್ಮಲ್ಲೂ ಕೂಡ ಚಿಕ್ಕ ಹೂವು ದೊಡ್ಡ ಹೂವು ಅಂದ್ರೇನು? ಚಿಕ್ಕ ಗ್ರಂಥಗಳಿರುತ್ತೆ, ದೊಡ್ಡ ಹೂವು ಅಂದರೆ ದೊಡ್ಡ ಗ್ರಂಥಗಳಿರುತ್ತೆ. ದೊಡ್ಡ ಗ್ರಂಥ ಬೇಕಾದರೂ ಓದಿ, ಚಿಕ್ಕ ಗ್ರಂಥ ಬೇಕಾದರೂ ಓದಿ, ನಮಗೇನು ಬೇಕೋ ಅಷ್ಟು ತಿಳ್ಕೊಂಡು ಹೋದ್ರೆ ಮುಂದಕ್ಕಷ್ಟೇ. ಅಣುಭಾಷೆ ಎಂಥ ಗ್ರಂಥ ಅದು? ಚಿಕ್ಕ ಗ್ರಂಥ. ಭಾಷೆ ದೊಡ್ಡ ಗ್ರಂಥ. ಅಣುಭಾಷೆಯಿಂದನೂ ಓದಿ, ದೊಡ್ಡ ಭಾಷೆಯಿಂದನೂ ಓದಿ, ಎಷ್ಟು ಬೇಕೋ ಅಷ್ಟು ತಿಳ್ಕೊಂಡು ಹೋಗ್ತಾ ಇರಿ ಮುಂದಕ್ಕೆ, ಒಳ್ಳೆ ಜ್ಞಾನ ಬರುತ್ತೆ ಅಂತ ಹೇಳ್ತಾರೆ. ಇಷ್ಟಪ್ಪ ಪುಸ್ತಕ ಇರಬಹುದು, ನಮಗೆಲ್ಲ ಬೇಕಾಗೋದಿಲ್ಲ, ಎಷ್ಟು ಬೇಕೋ ಅಷ್ಟು ತೊಗೊಂಡ್ರಾಯ್ತು. ಚಿಕ್ಕ ಪುಸ್ತಕ ಇರಬಹುದು, ಅದರಿಂದ ಎಷ್ಟು ಬೇಕೋ ಅಷ್ಟು ತೊಗೊಂಡ್ರಾಯ್ತು. ನಮ್ಮಲ್ಲಿ ಹಾಗಲ್ಲ, ಚಿಕ್ಕ ಪುಸ್ತಕ ಓದಬಾರ್ದು, ಆಫ್ಟರ್ ಆಲ್ ವೆರಿ ಸ್ಮಾಲ್ ಅಂತ ಹೇಳೋದು. ದೊಡ್ಡ ಪುಸ್ತಕ ಓದಿ ವೆರಿ ಬಿಗ್ ಅಂತ ಬಿಟ್ಬಿಡೋದು, ಮತ್ತೆ ಬರೀ ಏನಾಯ್ತು, ಜ್ಞಾನನೇ ಇಲ್ಲ ಆಗಿಬಿಡುತ್ತೆ. ಎಷ್ಟು ದೊಡ್ಡ ಪುಸ್ತಕ ಇದ್ರು ಕೂಡ ತಿಳ್ಕೊಳ್ಳೋಕೊಂದು ಮಾರ್ಗ ಇದೆ ನಮಗೆ, ಅಷ್ಟು ತೊಗೊಂಡ್ರೆ ಸರಿ. ಈ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳಿ. ಎಲ್ಲಿ ಕಲಿತೆ ನಾನು ಇದನ್ನು? ಷಟ್ಪದ. ಷಟ್ಪದ ಅಂದರೆ ದುಂಬಿ. ದುಂಬಿಯಿಂದ ಕಲ್ತಕ್ಕಂಥ ಪಾಠ ಇದು. ಆದ್ದರಿಂದ ಬೇರೆ ಬೇರೆ ಮನೆಗಳಿಗೆ ಹೋಗಿ ಒಂದರ್ಥ, ಮತ್ತೆ ದೊಡ್ಡವು ಚಿಕ್ಕವು ಅಂತ ನೋಡಬೇಡಿ ಇನ್ನೊಂದರ್ಥ. ಎರಡು ಕಲಿಸಿಕೊಟ್ಟಿದ್ದು ಯಾವುದು? ಮಧುಕರ. ಅದಕ್ಕೆ ನಾನು ಗುರು ಅಂತ ಕರೀತ, ತೋರಿಸಿಕೊಟ್ಟಿದ್ದ ಮಧುಕರವನ್ನು ಗುರು ಅಂತ ಕರಿತೇವೆ. ಸಾಯಂತನಂ ಶಸ್ತನಂ ವಾನ ಸಂಗ್ನೀತ ಭಿಕ್ಷಿತಂ. ಇನ್ನೊಂದು ನೋಡಿದೆ ನಾನು ಈ ದೀಪದ ಮಧುಕರದಿಂದ ಮತ್ತೊಂದು ಪಾಠ ಕಲಿತೆ. ಏನು ಪಾಠ ಅಂದರೆ, ಒಂದು ಪಾಸಿಟಿವ್ ಇದೆ, ನೆಗೆಟಿವ್ ಇದೆ. ಪಾಸಿಟಿವ್ ಆಗಿರೋ ಪಾಠ ಯಾವುದು? ಹೆಚ್ಚು ಮನೆಗೆ ಹೋಗಿ ಕಲಿ ತಗೊಳ್ಳೋದು, ಸ್ವಲ್ಪ ಸ್ವಲ್ಪ ತಗೊಳ್ಳೋದು, ದೊಡ್ಡದಾದ್ರೂ ಪರವಾಗಿಲ್ಲ, ಚಿಕ್ಕದಾಗಿದ್ರೂ ಪರವಾಗಿಲ್ಲ, ಮೊದಲೆಲ್ಲ ಪ್ಲಸ್ ಪಾಯಿಂಟ್ಸ್ ಇವೆಲ್ಲ ಕೂಡ. ಇದು ಡೇಂಜರಸ್ ಪಾಯಿಂಟ್ ಅಂತ ಕಲ್ತ್ಕೊಂಡೆ ನಾನು. ಏನು ಅಂದರೆ, ಎಲ್ಲದ್ದು ಕನೆಕ್ಟ್ ಮಾಡ್ತದ, ದೊಡ್ಡ ರಾಜಿ ಆಯಿತು, ಒಬ್ರು ಬಂದ ಓಡಿಸ್ತಾ ತೊಗೊಂಡೋಗ್ಬಿಟ್ಟು. ಇದೊಂದು ಪಾಠ ಕಲಿತೆ ನಾನು. ಅದು ಎಷ್ಟು ಬೇಕು ಅಷ್ಟೋ ಇದು ಕೂಡಿ ಮಾತ್ರ ಇಡಬಾರ್ದು ಅಂತ ಕಲ್ತ್ಕೊಂಡೆ ಅಂತ ಹೇಳಿ. ಕೂಡಿಟ್ಟರೆ ಏನಾಗುತ್ತೆ? ಯಾರ್ದೋ ಪಾಲಾಗುತ್ತೆ. ಇವತ್ತು 190 ಪಾಲಿದ್ದರೆ ಹಣೆ ಬರ ಹಾಗೆ ಆಗಿರು, ಸಾವಿರಾರು ಕೋಟಿ. ಅದು ಬಾಬಾರ ಕಥೆನೋ ಅಂದಿದ್ದರೆ ಹಾಗೆ ಈಗ ತಿಳಿತಿಲ್ಲ. ಎಷ್ಟೆಷ್ಟು ಲಕ್ಷಾಂತರ ಕೋಟಿ ದುಡ್ಡಿದೆಯಂತೆ, ಲಕ್ಷಾಂತರ ಕೋಟಿ ಗಟ್ಟ ದುಡ್ಡಿದೆ. ಅವನ್ನ ಏನು ಮಾಡಬೇಕೀಗ? ದೊಡ್ಡ ಗಲಾಟೆ. ಅವ್ರಿಗಂತೂ ಒಂದು ಪೈಸೆ ಬರೋದಿಲ್ಲ. ಹುಟ್ಟುತ್ತೇನು ತಾರಲಿಲ್ಲ, ಸಾಯುತ್ತೇನು ಒಯ್ಯಲಿಲ್ಲ. ಅದಕ್ಕೆ ಏನು ಕಲ್ತ್ಕೋಬೇಕು ಅಂದರೆ, ಕೂಡಿಟ್ಟು ಸಾಯಬಾರ್ದಂತ ಕಲ್ತ್ಕೋಬೇಕು. ನಮ್ಗೆ ಎಷ್ಟು ಬೇಕೋ ಅಷ್ಟೇ. ಅಂತ್ಯಕಾಲಕ್ಕೆ ಹೇಗಿರಬೇಕು ಅಂದರೆ, ಮನೆ ಬಿಟ್ಟು ಹೋಗ್ತಾರೆ, ಬೇರೆ ಮನೆ ಚೇಂಜ್ ಮಾಡ್ತಾರೆ. ಈ ಮನೆ ಏನು ಮಾಡ್ತಾನೆ? ಇದನ್ನು ಪೂರ್ತಿ ಖಾಲಿ ಮಾಡಿ ಹೋಗಿರ್ತಾನೆ, ಹೋಗ್ತಾನೆ ಬೇರೆ ಮನೆ ಶಿಫ್ಟ್ ಆಗ್ತಾನೆ, ಬಾಡಿಗೆ ಮನೆಗೆ, ಈ ಮನೆಯಿಂದ ಆ ಮನೆಗೆ. ಏನಾದ್ರು ಬಿಟ್ಟೋಗ್ತಾನೆ ಇದರೊಳಗೆ, ದೊಡ್ಡವದ್ರೆ ಪುಣ್ಯ, ಬಿಟ್ಟೋಗೋದು ಬಂತ, ಕಿಟಕಿ ಬಾಗಿಲು ಹಾರಿಸೋ ಸಾಧ್ಯತೆ ಇಲ್ಲ. ಹೋಗ್ತಾರೆ, ಎಲ್ಲ ತನ್ನ ಪದಾರ್ಥ ಎಲ್ಲ ತೊಗೊಂಡು ಹೋಗಿಬಿಡ್ತಾನೆ. ಆ ರೀತಿ ಒಂದು ಮನೆಯಿಂದ ಮತ್ತೊಂದು ಮನೆಗೆ ಹೋಗ್ಬೇಕಾದ್ರೆ ಹೇಗೆ ಎಲ್ಲ ಖಾಲಿ ಮಾಡ್ಕೊಂಡು ಹೋಗಬೇಕು? ಸಾಯೋದಕ್ಕಿಂತ ಮುಂಚೆ ಏನು ಮಾಡ್ಕೊಂಡಿರ್ಬೇಕು? ಯಾವುದು ಬ್ಯಾಲೆನ್ಸ್ ಇರಬಾರ್ದು. ಕೊಡೋರಿಗೆ ಕೊಡೋದು ಮುಗಿಸ್ಬಿಟ್ಟು ಕ್ಲಿಯರಾಗಿ ಹೋಗ್ಬೇಕೇ ಹೊರತು, ಕೂಡಿಟ್ಟು ಹೋದ್ರೆ ಯಾರು ಪಾಲಾಗುತ್ತೆ? ಸಾಮಾನ್ಯ ಆಗೋದು ಕಂಡವ್ರ ಪಾಲೇ ಆಗೋದು, ಅಯೋಗ್ಯರ ಪಾಲೇ ಆಗೋದು, ಮಿಸ್ಯೂಸೇ ಆಗೋದು. ಕೊನೆಗೆ ಆ ಪಾಪ ನೀವು ಬರುತ್ತೆ, ಆಗ ಮಾಡ್ಕೋಬಾರ್ದು. ಇನ್ನು ಸ್ವಂತ ಮನೆ ಒಂದು ಮಾಡಿ ಬೇರೆ ಮನೆ ತಗೋತಾನೆ, ಆಗಲೂ ಏನು ಮಾಡ್ತಾನೆ? ಎಲ್ಲ ತನ್ನ ಬೇಕಾದನ್ನ ತೊಗೊಂಡು ಹೊರಟೋಗ್ಬಿಡ್ತಾನೆ. ಆ ಟೈಪ್ ದೇಹ ಮನೆ ಬಿಟ್ಟು ಹೋಗ್ಬೇಕಾದ್ರೆ ಏನಪ್ಪಾ ಅಂತ ಯೋಚನೆ ಮಾಡ್ತಿರಲ್ಲ, ದೇಹ ಬಿಟ್ಟು ಹೋಗ್ಬೇಕಾದ್ರೆ ಅಂತ ಯೋಚನೆ ಮಾಡಬಾರ್ದ? ಹೋಗ್ತಾನೆ ಮನೆ ಬಿಟ್ಕೊಂಡು ಹೋಗ್ತಾರೆ, ಬಾಡಿಗೆ ಮನೆಯಲ್ಲಿರ್ತಾರೆ, ದೊಡ್ಡ ದೊಡ್ಡ ಫರ್ನಿಚರ್ ಎಲ್ಲ ಮಾಡೋದಿಲ್ಲ, ಟ್ರಾನ್ಸ್ಫರ್ಬಲ್ ಜಾಬ್ ಇರುತ್ತೆ, ದೊಡ್ಡ ದೊಡ್ಡ ಫರ್ನಿಚರ್ ಮಾಡೋದಿಲ್ಲ. ಅದಕ್ಕೆ ಆಫ್ಟರ್ ಆಲ್ 3 ಹೋಗಿಬಿಡ್ತೀವಿ ಬೇರೆ ಊರಿಗೆ, ಯಾಕೆ ತುಂಬ ಫರ್ನಿಚರ್ ತೊಗೋಬೇಕಾಗುತ್ತೆ ಅಲ್ಲಿ? ಆಫ್ಟರ್ ಆಲ್ 3 ಆದರೆ ಇಲ್ಲ, 3 ಕೂಡ ಗ್ಯಾರಂಟಿ ಇಲ್ಲ. ಇಲ್ಲಿ ಮನುಷ್ಯ ದೇಹದಲ್ಲಿ ಯಾರು ಗ್ಯಾರಂಟಿ ಕೊಟ್ಟವ್ರು ಇರ್ತಾರಾ? ಇಷ್ಟು ಆಯುಷ್ಯ ಇದೆ ಅಂತ ಹೇಳಿ. ಮತ್ತೆ ಹೆಚ್ಚೆಚ್ಚು ಮಾಡಿರೋ ಗತಿ ಏನಾಗಿದ್ರೆ, ಬಿಟ್ಟು ಹೋಗ್ಬೇಕಾದ ಗತಿ ಏನು? ಅದಕ್ಕೇನು ಮಾಡ್ಬೇಕು? ಇವನು ಮಿನಿಮಮ್ ಇರಬೇಕು. ಯಾವಾಗ ಕರೆದ್ರೆ ಹೇಳ್ತಿರ್ತಾರೆ ವಯಸ್ಸಾದವರೆಲ್ಲ, ಈ ಕರೆದ್ರೆ ಬಂದು ರೈಟ್ ತಂದು ಬಂದುಬಿಡ್ತೀನಿ ಅಂತ ಇರ್ಬೇಕು. ಯಾವುದಾದ್ರು ಕರೆದಷ್ಟ ರೆಡಿ ಅಂತ ಹೋಗ್ಬೇಕಂತ. ಆ ಥರ ಇನ್ನೂ ನಾವು ಬೆಂಡಿಂಗ್ ನೋಡ್ಬಿಟ್ರೆ ಯಾವುದಾದ್ರು ಗಾಬರಿ ಆಗುತ್ತೆ. ನಾವೇನಾದ್ರೂ ರೆಡಿ ಮಾಡ್ಕೊಂಡು ಬರ್ತೀವಿ ಅಂದ್ರೆ ಅವ್ರು ಕರ್ಕೊಂಡೋಗೋಕೆ ಆಗೋದಿಲ್ಲ. ಆ ಪಾಟಿ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟಿರ್ತೇವೆ, ಹಾಗೆ ಮಾಡಬಾರ್ದು. ಮಿನಿಮೈಸ್ ಮಾಡಬೇಕು ಅಂತ ಯಾವುದರಿಂದ ಕಲಿತೆ ನಾನೀಗ? ಆ ಜೇನು ಹುಳದಿಂದನೇ ಕಲಿತೆ ಅಂತ ಹೇಳ್ತಾರೆ. ಕೂಡಿಡೋದು ಭಾರಿ ಕೆಟ್ಟ ಅಭ್ಯಾಸ. ಇವತ್ತು 199 ಪಾಲು ಜನ ಕೂಡಿಡೋ ಕೆಲಸನೇ ಮಾಡೋದು. ಈ ಸೇವಿಂಗ್ಸ್ ಕಾನ್ಸೆಪ್ಟ್ ಇರೋದೇ ಯಾವುದರಲ್ಲಿ? ಕೂಡಿಡೋದ್ರಲ್ಲಿ. ಅದು ಅನ್ನಿಸ್ತದೆ. ರಿಯಲ್ ಎಸ್ಟೇಟ್ ಅಂತೂ ಜನ್ಮ ಜನ್ಮಕ್ಕೂ ಹೋಗಬಾರ್ದು, ಆ ರೀತಿ ಕೂಡಿಟ್ಬಿಡ್ತಾರೆ. ಅಷ್ಟು ಮಾಡಬೇಡಿ ಅಂತ ಹೇಳ್ತಾರೆ. ನಾಜಿಗಚ್ಚೇತ್ ಪದಾಪಿ ಯುವತೀಂ ಭಿಕ್ಷು, ನ ಸ್ಪೃಶೇತ್ ದಾರವೀಮಿ, ಸ್ಪೃಶನ್ ಕರೀವ ಬದ್ಧೇತ ಕರಿಣ್ಯಾ ಅಂಗಸಂಗತಃ. ಒಂದು ಹೆಣ್ಣಾನೆ ನೋಡಿ ಕಲಿತೆ ನಾನು, ಆನೆ ನೋಡಿ ಕಲಿತೆ. ಆನೆ ಎಷ್ಟು ಬಲಾಢ್ಯ ಅಂತ ಗೊತ್ತಲ್ಲ ನಮಗೆ. ಆನೆ ಹಿಡಿಯೋದು ಭಾರಿ ಕಷ್ಟ. ಆನೆ ಹಿಡಿಯೋರು ಏನು ಮಾಡ್ತಾರಂತ ಗೊತ್ತಾ? ಒಂದು ಹೆಣ್ಣಾನೆ ಬಿಡ್ತಾರಂತೆ, ಅವ ಸಿಕ್ಬಿಡುತ್ತಂತೆ. ಅರ್ಥ ಆಯ್ತಾ? ಹೆಣ್ಣಾನೆ ಯಾತಕ್ಕೆ ಸಿಕ್ತು ಅಂದರೆ ಅದು ಚಪಲಕ್ಕೋಸ್ಕರ ಸಿಕ್ಕಾಕೊಂಡ್ಬಿಡುತ್ತೆ. ಎಷ್ಟೇ ಬಲಶಾಲಿಯಾಗಿದ್ದ ಆನೆ ಕೂಡ ಆ ಹೆಣ್ಣಾನೆಗೋಸ್ಕರ ಸಿಕ್ಕಾಕೊಂಡ್ಬಿಡುತ್ತಲ್ಲ, ಅದು ಯಾವಾಗಲೂ ಕೂಡ ದುಷ್ಟ ಸ್ತ್ರೀ ಸಹವಾಸ ಮಾಡಿಕೊಂಡು ಶಾಡಾಗಿ ಬಿಡ್ತಾನೆ. ಆದಷ್ಟು ದೂರ ಇರಿ ಎಂಬ ಮಾತನ್ನು ಹೇಳುತ್ತೆ. ಎಷ್ಟು ಮಟ್ಟಿಗೆ ಹೇಳುತ್ತೆ ಗೊತ್ತಾ? ಇದು ಒಂದು ನಿಜವಾದ ಸ್ತ್ರೀ ಅಲ್ಲ, ದಾರವೀಮಪಿ, ಒಂದು ಕಟ್ಟಿಗೆ ಸ್ತ್ರೀ ಗೊಂಬೆ ಇದೆ, ಅದ್ರ ಬಗ್ಗೆ ಅಟ್ಯಾಚ್ಮೆಂಟ್ ಇಟ್ಕೋಬೇಡಿ ಅಂತ ಹೇಳ್ತಾರೆ. ಕೊನೆಗೆ ಏನಾಗಿ ಬಿಡ್ಬೋದು? ಮನುಷ್ಯನ ಬುದ್ಧಿ ಎಲ್ಲೆಲ್ಲೋ ಹೋಗಿಬಿಡುತ್ತೆ ಆಮೇಲೆ. ಅದಕ್ಕೆ ಹುಷಾರಾಗಿರಿ ಅಂತ ಹೇಳ್ತಾರೆ. ಈ ಕತೆ ಮುಗಿದು ಟಿ ವಿ ಬಂದಿಲ್ವೇ, ಯಾವ ಸ್ಥಿತಿ ಇಲ್ಲ ಮನುಷ್ಯನ ಸ್ಥಿತಿ? ಈಗ ಪೂರ್ತಿ ಮನುಷ್ಯ ಏನಾಗ್ತಿದ್ದಾನೆ ಇವತ್ತು? ಯೋಚನೆ ಮಾಡೋ ಸ್ಥಿತಿಯಲ್ಲೇ ಇಲ್ಲ ಅವರು. 24 ಕೂಡ ಕೆಟ್ಟ ವಿಚಾರದಲ್ಲೇ ತುಂಬ್ಕೋತಾ ಇರ್ತಾನೆ. ಅದು ಮಾಡಬಾರ್ದು ಅಂತ ಹೇಳ್ತಾರೆ. ಇನ್ನೊಂದು ನೋಡಿ ಕಲಿತೆ ನಾನು. ನದೇಯಂ ನೋಪಭೋಗ್ಯಂ ಚ ಲುಬ್ಧೈರ್ಯ ದುಃಖ ಸಂಚಿತಂ ಭುಂಕ್ತೆಯ ಸ್ವಮಪಿ ತಚ್ಚಾನ್ಯೋ ಮಧುಹ ಇವ ಅರ್ಥ ವಿನ್ಮಧು ಸುದುಃಖೋಪಾರ್ಜಿತೈರ್ವಿತ್ತೈ ಆಶಾಸಾನಾಂ ಗೃಹಾಶಿಷಃ ಮಧುಹ ಇವ ಅಗ್ರತೋ ಭುಂಕ್ತೆ ಯತಿರ್ವೈ ಗೃಹಮೇಧಿನಾಂ ಗ್ರಾಮ್ಯಗೀತಂ ನ ಶೃಣುಯಾತ್ ಯತಿರ್ವನಚರಃ ಕ್ವಚಿತ್ ಶಿಕ್ಷೇಹಂ ಹರಿಣಾತ್ ಬದ್ಧಾತ್ ಮೃಗಯೋ ಗೀತಮೋಹಿತಾತ್. ಒಂದು ಮನುಷ್ಯನಾದವನು ಯಾವ ಕಾಲಕ್ಕೂ ಕೂಡ ಈ ಕೆಟ್ಟ ಸಂಗೀತ ಕೇಳಬಾರ್ದು ಅಂತ ಹೇಳ್ತಾರೆ. ಗ್ರಾಮ್ಯಗೀತಂನ ಶೃಣುಯ, ಗ್ರಾಮ್ಯಗೀತವನ್ನು ಕೇಳಬಾರ್ದು. ಅದರಲ್ಲೂ ಯತಿಗಳು ಏನು ಮಾಡಿದರೂ ಕೇಳಬಾರ್ದು. ಅಕಸ್ಮಾತ್ ಕೇಳಿದ್ರೆ ಏನಾಗುತ್ತೆ ಅಂದರೆ ಅವನು ಬಂಧನಕ್ಕೊಳಗಾಗಿ ಬಿಡ್ತಾನೆ. ಹೇಗೆ ಅಂದರೆ, ಒಂದು ಜಿಂಕೆ ನೋಡಿ ಕಲಿತೆ ಅಂತ ಹೇಳ್ತಾರೆ. ಜಿಂಕೆ ಭಾರಿ ಫಾಸ್ಟಾಗಿ ಓಡುತ್ತೆ, ಆದರೆ ಯಾವಾಗ ಅದಕ್ಕೊಂದು ಮೋಹ ಅಂತೆ ಜಿಂಕೆಗೆ. ಈ ಸಂಗೀತ ಕೇಳಿದ ಇನ್ವಾದ್ರು ಸಾಮಾನ್ಯವಾಗಿ ದಾರಿ ತಪ್ಪಿಡುತ್ತೆ. ಯತಿಗಳು ಯಾವಾಗಲೂ ಕೂಡ ಗ್ರಾಮ್ಯಗೀತವನ್ನು ಕೇಳಬಾರದು, ಕೇಳಿದರೆ ಅವರ ಆಶ್ರಮ ಧರ್ಮ ಕೆಟ್ಟೋಗಿ ಬಿಡುತ್ತೆ ಎಂದು ಸಂಗೀತವನ್ನು ಅವ್ರು ಹಾಡಬಾರದು ಅಲ್ಲ, ಕೆಟ್ಟ ಸಂಗೀತ ಕೇಳೋದಕ್ಕೂ ಹೋಗಬಾರದು ಅಂತ ಹೇಳುತ್ತಾರೆ. ಅವ್ರು ಕೇಳಿದರೆ ಆಶ್ರಮ ಬಿಟ್ಟು ಹೋಗಬೇಕಾಗುತ್ತೆ, ನಾಳೆ ಹುಷಾರಾಗಿರಿ ಅಂತ ಹೇಳುತ್ತಾರೆ. ನೃತ್ಯ ವಾದಿತ್ರ ಗೀತಾನಿ ಜುಷನ್ ಗ್ರಾಮ್ಯಾನಿ ಯೋಷಿತಾಂ ಆಸಾಂ ಕ್ರೀಡನಕಾಂಧಸ್ಯ ಋಷ್ಯಶೃಂಗೋ ಮುನಿರಿಯಥ. ಋಷ್ಯಶೃಂಗರಾಗಿದ್ದ ಹಾಗೇನೆ ಅವ್ರ ಜೀವನದಲ್ಲಿ ಸ್ತ್ರೀಯರನ್ನೇ ನೋಡಿದ್ದಿಲ್ವಂತೆ. ಮುಂದೆ ಒಂದು ಕಾಲಕ್ಕೆ ನೋಡಿದಾಗ ಅವರು ತಮ್ಮ ವ್ರತವನ್ನು ಬಿಟ್ಟು ಹೋಗೋ ಪ್ರಸಂಗ ಬಂತು. ಆದ್ದರಿಂದ ಎಂದೂ ಕೂಡ ಗ್ರಾಮ್ಯ ಗೀತವನ್ನು ಕೇಳೋದಕ್ಕೆ ಹೋಗಬಾರ್ದು. ಸಂಗೀತವನ್ನು ಬೈಲಿಲ್ಲ ಅವರು, ಗ್ರಾಮ್ಯ ಸಂಗೀತವನ್ನು ಬೈದರು. ಒಳ್ಳೆ ಸಂಗೀತ ಮನಸ್ಸಿಗೆ ಏನು ಕೊಡುತ್ತೆ, ಸಂತೋಷನೇ ಕೊಡುತ್ತೆ, ಉದ್ಧಾರದ ಹಾದಿನೇ ತೋರಿಸುತ್ತೆ. ಆದರೆ ಕೆಟ್ಟ ಸಂಗೀತ ಮಾತ್ರ ಕೇಳಬೇಡಿ ಅಂತ ಹೇಳುತ್ತಾರೆ. ಇವತ್ತು ಸಂಗೀತಗಳೆಲ್ಲ ಸಾಮಾನ್ಯ ಹೇಗಿರುತ್ತವೆಲ್ಲ, ಮನಸ್ಸನ್ನು ಟೆನ್ಷನ್ ಜಾಸ್ತಿ ಮಾಡೋ ಸಂಗೀತ ಇರುತ್ತೆ ಹೊರತು ಶಾಸ್ತ್ರೀಯ ಸಂಗೀತ ಭಾರಿ ಕಡಿಮೆ. ಜಿಹ್ವಯಾತ ಪ್ರಮಾಥಿನ್ಯ ಜನೋ ರಸ ವಿಮೋಹಿತ ಮೃತ್ಯು ಮೃಚ್ಛತಿ ಅತದ್ಬುದ್ಧಿ ಮೀನಸ್ತು ಬಡಿಸೇರಿಯಥ. ಮೀನಿನಿಂದ ಪಾಠ ಕಲಿತೆ, ಯಾರೋ ಮೀನು ಹಿಡಿಲಿಕ್ಕೆ ಅಂತ ಬಂದ, ಎಷ್ಟು ಪ್ರಯತ್ನ ಪಟ್ಟ ಸಿಗಲಿಲ್ಲ. ನೀವೆಲ್ಲ ಹೋಗಿರ್ತೀರಿ ಸರೋವರಕ್ಕೆ, ಲಕ್ಷಾಂತರ ಮೀನಿರುತ್ತೆ, ಕೈಯಾಗಿ ಒಂದು ಕೂಡ ಸಿಗೋದಿಲ್ಲ ಕೈ, ಅದು ಚಿಕ್ಕ ಚಿಕ್ಕ ಬರುತ್ತೆ, ಒಂದು ಕೈ ಸಿದ್ಧ ಎಸ್ಕೇಪ್ ಆಗಿಬಿಡುತ್ತೆ. ನೋಡಿದ ಭಾರಿ ಕಷ್ಟಪಟ್ಟ, ಹಿಡಿದಕ್ಕಾಗಲಿಲ್ಲ, ಉಪಾಯ ಮಾಡಿದ, ಒಂದು ಗಾಳ ಹಾಕಿದ, ತಕ್ಕ ಸಿಕ್ಕಾಕೊಂಡು ಅಷ್ಟೊತ್ತು ಸುಖವಾಗಿದ್ದ ಮೀನುಗಳು ಯಾವಾಗ ಸಿಕ್ಕಾಕೊಂಡು, ಗಾಳಕ್ಕೋಸ್ಕರ ತಕ್ಷಣ ಸಿಕ್ಕಾಕೊಂಡ್ಬಿಡು. ಇದು ನೋಡ್ತಾ ಕೂತಿದ್ದೆ ನಾನು, ಓಹೋ ಅರ್ಥ ಆಯ್ತು, ಗಾಳ ಅಂದ್ರೇನೋ ತಿನ್ನೋ ಪದಾರ್ಥ, ತಿನ್ನೋ ಪದಾರ್ಥ ಅಂತ ತಿಳ್ಕೊಂಡು ಹೋಯ್ತಲ್ಲ, ಅದಕ್ಕೆ ಮೀನು ಸಿಕ್ಕಾಕೊಂಡ್ಬಿಡುತ್ತೆ. ಅದಕ್ಕೆ ಜಿಹ್ವಾ ಚಾಪಲ್ಯವನ್ನು ಗೆಲ್ಲಬೇಕು ಅಂತ ಯಾರಿಂದ ಕಲಿತೆ ನಾನು, ಮೀನಿಂದ ಕಲಿತೆ. ಮೀನು ಆ್ಯಕ್ಚುಲಿ ಹಾಳಾಗಿದ್ದ ಮೀನದು, ಅದು ನೋಡಿ ಕಲಿತೆ. ನಾವು ಭೀಮನಿಂದ ಕಲಿಬೇಕು, ದುರ್ಯೋಧನದಿಂದನೂ ಕಲಿಬೇಕು, ರಾವಣನಿಂದನೂ ಕಲಿಬೇಕು, ದುರ್ಯೋಧನದಿಂದ ಏನು ಕಲಿಬೇಕು, ಹೀಗೆ ಬದುಕಬಾರದು ಅಂತ ಕಲಿಬೇಕು. ಭೀಮಸೇನದಿಂದ ಏನು ಕಲಿಬೇಕು, ಹೀಗೆ ಬದುಕಬೇಕು ಅಂತ ಕಲಿಬೇಕು. ಗೊತ್ತಾಯ್ತಾ, ಪಾಸಿಟಿವ್ ನೆಗೆಟಿವ್ ದುಷ್ಟರೆಲ್ಲ ನಮಗೆ ಯಾವುದೇ ಎಕ್ಸಾಂಪಲ್ ಆಗ್ತಾರೆ, ಹೀಗಿರಬಾರ್ದು ಅನ್ನೋದಕ್ಕೆ ಎಕ್ಸಾಂಪಲ್ ಆಗ್ತಾರೆ. ಈ ಪ್ರಸಕ್ತವಾಗಿ ಮೀನಿನ ಕಥೆಯಲ್ಲಿ ಏನು ಗೊತ್ತಾಯಿತು ಅಂದರೆ, ಸುಖವಾಗಿ ನೀರಲ್ಲಿತ್ತು, ಆನಂದ ಓಡಾಡಿಕೊಂಡಿತ್ತು, ಆ ಗಾಳಕ್ಕೆ ಬಾಯಿ ಹಾಕಿತು, ತಕ್ಷಣ ಪ್ರಾಣ ಕಳ್ಕೊಂಡು ಅದು ಜಿಹ್ವಾ ಚಾಪಲ್ಯವನ್ನು ಗೆಲ್ಲಬೇಕು ಅಂತ ಹೇಳ್ತಾರೆ. ಇವತ್ತು ನಡೀತಿರೋದೇನು, ಇವತ್ತು ಬರೀ ಜಿಹ್ವಾ ಚಾಪಲ್ಯನೇ, ಎಲ್ಲಿ ಹೋದರೂ ಕೂಡ ತಿನ್ನೋ ವ್ಯವಸ್ಥೆ ಇರೋದ್ರಿಂದ ಮನುಷ್ಯ ಏನಾಗ್ತಾನೆ, ಮನೇಲಿ ತಿನ್ನೋದೇ ಬಿಟ್ಬಿಟ್ಟಿದ್ದಾರೆ. ಇನ್ನೂ ಹೇಳಬೇಕು ಅಂದರೆ ಮನೇಲಿ ತಿಂದ ಅಭ್ಯಾಸನೇ ಭಾಳ ಜನಕ್ಕಿಲ್ಲ, ರೇರ್ಲಿ ತಿನ್ನಬೇಕಷ್ಟೇ ಹೊರತು ಮನೆಯಲ್ಲಿ ರೆಗ್ಯುಲರ್ಲಿ ತಿಮ್ಮೋದು ಹೊರಗಡೆಗೆ, ರೇರ್ಲಿ ತಿಮ್ಮೋದು ಮನೆಯೊಳಗೆ. ಹಾಗಾಗಿಬಿಟ್ಟೆ, ಹೊರಗಡೆ ತಿನ್ನಬೇಡಿ, ಜಿಹ್ವಾ ಚಾಪಲ್ಯ ಮನುಷ್ಯನ ಹಾಳು ಮಾಡಿಬಿಡುತ್ತೆ ಅಂತ ಹೇಳ್ತಾರೆ. ಇವತ್ತು ಬರೀ ಹಾಳಾಗ್ತಿರೋದು ಅದರಿಂದನೇ. ಇನ್ನೊಂದು ಹೇಳ್ತಾರೆ, ಯಾರು ಅನ್ನ ತಿಂತೀರೋ ಅವ್ರ ಬುದ್ಧಿ ನಿಮಗೆ ಬರುತ್ತೆ ಅಂತ ಹೇಳ್ತಾರೆ. ಗೊತ್ತಾಯ್ತಾ, ಯಾರು ಅನ್ನ ತಿಂತಾರೋ ಅವ್ರ ಬುದ್ಧಿ ಇವಾಗ ಬರುತ್ತೆ, ಅದು ಕಂಡುಕೊಂಡಲ್ಲಿ ತಿನ್ನಬೇಡಿ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಇವತ್ತು ಕಮರ್ಷಿಯಲ್ ಮನುಷ್ಯ ಅದಕ್ಕಾದ ಗೊತ್ತಾ, ಹೋಟ್ಲನ್ನ ತಿಂತಾರೆ, ಹೋಟ್ಲೆಲ್ಲ ಏನದು ಕಮರ್ಷಿಯಲ್, ಅದಕ್ಕೆ ಇವನೇನಾಗ್ತಾನೆ, ಇವನು ಕಮರ್ಷಿಯಲ್ ಆಗ್ತಾನೆ, ಏನು ಮಾಡ್ತಾರೆ ಅದೇ ಬುದ್ಧಿ ಇವನಿಗೆ ಬರುತ್ತೆ. ಆದ್ರಿಂದ ಎಂದೂ ಕೂಡ ಏನು ಮಾಡಬಾರ್ದು, ಸಿಕ್ಕಲ್ಲಿ ತಿನ್ನಕ್ಕೆ ಹೋಗಬೇಡಿ. ಇದು ಬಹಳ ಮುಖ್ಯ, ಹಿಂದೆ ಹೇಳಿದೆ ಮಾತನ್ನು. ಯಾರದ ಮನೆಗೆ ಹೋದ ಒಬ್ಬ ದೊಡ್ಡ ಸಾಧು ಪಾಪ, ಯಾರದ ಮನೆಗೆ ಹೋದ, ಒಳ್ಳೆ ವ್ಯಕ್ತಿ, ಭಾರಿ ಒಳ್ಳೆ ವ್ಯಕ್ತಿ, ಊಟಕ್ಕೆ ಹಾಕಿದ್ರು ಇದು ಭಾರಿ ಶ್ರೀಮಂತ ಅವ್ರು ಹಾಕಿದವರು, ಮನೆ ಬಂಗಾರದ ತಟ್ಟೆ ಬಂಗಾರದ ಓಟ ಎಲ್ಲ ಇಟ್ಬಿಟ್ಟಿದ್ದ, ಮನೆ ತುಂಬ ಬಂಗಾರದ ಪಾತ್ರೆಗಳೇ. ಊಟ ಮುಗೀತು, ಊಟ ಮುಗಿಯೋತ್ತು, ಇವ್ರು ಯೋಚನೆ ಬಂತು, ಐಡಿಯಾ ಬಂತೀವನು, ಏನು ಐಡಿಯಾ, ಮನೆ ತುಂಬ ಚಿನ್ನದ ಪಾತ್ರೆ ಇವೆ, ಒಂದು ಯಾಕೆ ನಾನು ತೊಗೋಬಾರ್ದು ಅನ್ನಿಸ್ತೀವನಿ ಪಾಪ. ಯಾತಕ್ಕೆ ಗೊತ್ತಾಗೋದಿಲ್ಲ, ಸ್ಟಾಕ್ ಗೊತ್ತಾಗೋದಿಲ್ಲ, ಒಂದು ತೊಗೊಂಡು ಯಾರು ನೋಡೋದಿಲ್ಲ, ತೊಗೊಂಡು ಹೊಟ್ಟೆ ಬಿಟ್ಟಾಕರಿ, ಅವ್ನು ನೋಡಲೂ ಇಲ್ಲ, ತೊಗೊಂಡು ಹೊರಟೋದ. ಹೋಗ್ತಾ 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 ತುಂಬ ಹೊತ್ತಾಯಿತು. ಸಾಯಂಕಾಲ ಸಂಧ್ಯಾ ಅವನು ನಿಂತ್ಬಿಟ್ಟು ಒಂದು ಕಡೆ ಸ್ನಾನ ಮಾಡ್ದ, ಸಂಧ್ಯಾವನ್ನೆಲ್ಲ ಮುಗಿಸ್ದ, ಜಪ ಮುಗಿಸ್ದ, ಆಮೇಲೆ ನೋಡ್ದ ಬಂಗಾರದ ಬಟ್ಟೆ ಕಾಣಿಸುತ್ತೆ. ತುಂಬ ದುಃಖ ಆಯ್ತು ಅವರಿಗೆ, ಎಷ್ಟು ಒಳ್ಳೆಯವನು ನಾನು, ಎಂದೂ ತಪ್ಪೇ ಮಾಡಿರಲಿಲ್ಲ, ನನ್ನ ಆಸ್ತಿನೇ ದಾನ ಮಾಡಿ ಬಂದವನು, ಅವನು ಬಂಗಾರದ ಕಪ್ಪು ಯಾಕೆ ಗದ್ದೆ ನಾನು ಅಂತ ಯೋಚನೆ ಮಾಡಿದೆ. ಅದಕ್ಕೆ ಸಂಧ್ಯಾವನ್ನಿಂದ ಪಾಪ ಪರಿಹಾರ ಆಗುತ್ತೆ, ನೆನಪಿರಲಿ. ಸಂಧ್ಯಾವನ್ನೆ ಮಾಡ್ತಾರಲ್ಲ, ಬೆಳಗಿನ ಸಂಧ್ಯಾವನ್ನೆ ಮಾಡಿದರೆ ರಾತ್ರಿ ಮಾಡಿದ ಪಾಪ ಎಲ್ಲ ಹೋಗಿಬಿಡುತ್ತೆ, ಮಧ್ಯಾಹ್ನ ಸಂಧ್ಯಾವನ್ನೆ ಮಾಡಿದರೆ ತಿನ್ನಬಾರದು ತಿಂದ ಪಾಪ ಎಲ್ಲ ಹೋಗಿಬಿಡುತ್ತೆ, ಸಾಯಂಕಾಲ ಸಂಧ್ಯಾವನ್ನೆ ಮಾಡಿದರೆ ಇಡೀ ಮಧ್ಯಾಹ್ನ ಮಾಡಿದ ಪಾಪ ಎಲ್ಲ ಹೋಗಿಬಿಡುತ್ತೆ. ಆ್ಯಕ್ಚುಲಿ ಅದಕ್ಕೆ ಹಾಗಾಯಿತು ಪಾಪ, ಯಾಕೆ ತಾ ತಂದೆ ಯೋಚನೆ ಮಾಡ್ದ, ಧ್ಯಾನಕ್ಕೆ ಕೂತ್ಕೊಂಡ, ಆಮೇಲೆ ಉತ್ತರ ಗೊತ್ತಾಯಿತು. ಏನು ಉತ್ತರ ಗೊತ್ತೇನು, ಯಾರ ಮೇಲೆ ಊಟ ಮಾಡಿದ ಅವನು ಕಳ್ಳ ಅವನು, ಗೊತ್ತಾಯ್ತಾ, ಅವನು ಊಟ ಮುಗಿಯೋತ್ತಿಗೆ ಕಳ್ತನ ಮಾಡಿ ಬುದ್ಧಿ ಬಂದುಬಿಟ್ಟಿತ್ತು ಅಂತ ಹೇಳ್ತಾರೆ. ಊಟ ಮುಗಿಯೋತ್ತೆ ಕಳ್ತನ ಮಾಡಿ ಬುದ್ಧಿ ಬಂತು, ಒಂದು ಜೋರು ಗದ್ದೆ ಬಿಟ್ಟ ವಾಪಸ್ ಹೊರಟೇ ಬಿಟ್ಟಿದ್ದ ಪಾಪ. ತುಂಬ ದುಃಖ ಆಯಿತು, ಸೀದಾ ವಾಪಸ್ ಹೋದ, ಅದು ಹೋಟಲ್ ತೊಗೊಂಡು ಹೋದ, ಅವನು ಕರೆದ, ತಗೋ ಬಂಗಾರದ ಪಟ್ಟಲು ಒಯ್ದು ಬಿಟ್ಟಿದ್ದೆ ತಗೋ ಅಂತ ಕೊಟ್ಟ. ಅವನೇನು ಮಾಡಿದ ಗೊತ್ತಾ, ಆಚಾರ್ಯ ಬೇಕಾಟಿದ್ರೆ ತೊಗೊಂಡೋಗಿ ಪರವಾಗಿಲ್ಲ ಅಂತ ಹೇಳಿದ, ಬೇಕಾಟಿದ್ರೆ ತೊಗೊಂಡೋಗಿ ಪರವಾಗಿಲ್ಲ ಅಂತ. ಅದೇ ನಾನು ಹಾಳಾಗಿದ್ದೆ, ನಾನೀಗ ಬೇಕಾಟಿ ನಿರತ್ತಿರ್ಬೋದು, ಪಾಪನು ಬೇಕಾದ್ರೆ ತೊಗೊಂಡೋಗ್ಲಿಕ್ಕಾಗುತ್ತಾ, ನಾನು ಬೇಡ ಮಾರೆ ಅಂತ ಹೊರಟುಬಿಟ್ಟೆ. ಯಾಕೆ ಅವ್ರು ತಿಂದು ಪಾಪ ಎಷ್ಟು ಎಫೆಕ್ಟ್ ಫಾಸ್ಟಾಗಿ ಎಫೆಕ್ಟ್ ಆಗಿ, ಅದಕ್ಕೆ ನಾವು ಸಿಕ್ಕಲ್ಲಿ ತಿಂದ್ರೆ ಏನಾಗುತ್ತೆ, ನಮಗೆ ಆರೋಗ್ಯ ಇತ್ಯಾದಿ ಕೆಡೋದು, ಒಂದು ಮನಸ್ಸು ಕೆಡುತ್ತೆ ಬಹಳ ಮುಖ್ಯವಾಗಿ. ಯಾರ ಮನೆಯಲ್ಲಿ ಉಂಟು ಮಾಡಿರುತ್ತೆ ಅವ್ರ ಪಾಪ ನಮಗೆ ಬರೋದ್ರಿಂದ ಕಂಡು ಕಂಡ ತಿನ್ನಬಾರದು ಅಂತ ಎಲ್ಲಿಂದ ಕಲಿತೆ ನಾನು ಅಂದರೆ ಮೀನಿನಿಂದ ಕಲಿತೆ. ಮನುಷ್ಯನಾದವನು ಏನು ಬೇಕಾದ್ರೂ ಗೆಲ್ಲಬಹುದು ಅಂತ. ಜಿಹ್ವಾ ಚಾಪಲ್ಯ ಗೆಲ್ಲೋದು ಬಹಳ ಕಷ್ಟ ಅಂತ ಹೇಳ್ತಾರೆ. ಮನುಷ್ಯ ಜಿಹ್ವಾ ಚಾಪಲ್ಯ ಗೆಲ್ಲೋದು ಭಾರಿ ಕಷ್ಟ. ಇವತ್ತು 99 ಪಾಲು ಜನ ಹಾಳಾಗೋದೆ ಜಿಹ್ವಾ ಚಾಪಲ್ಯದಿಂದಾಗಿ. ಒಂದು ಟೆಸ್ಟ್ ಹೇಳ್ತಾರೆ, ಎಷ್ಟು ಇಂದ್ರಿಯ ಗೆದ್ದಿದ್ರು ಗೆಂದ್ರಿಯ ಗೆದ್ದಾಗಲ್ಲ. ನೀವು ಜಿಹ್ವಾ ಚಾಪಲ್ಯ ಗೆಲ್ಲದೆ ಹೋದರೆ ಜಿತೇಂದ್ರಿಯ ಅಲ್ಲ ಅಂತ ಅರ್ಥ. ಜಿಹ್ವಾ ಚಾಪಲ್ಯ ಗೆದ್ದು ಬಿಟ್ಟಿದ್ರೆ ಜಿತೇಂದ್ರಿಯರು ಅಂತಲೇ ಅರ್ಥ. ಉಳಿದ ಎಲ್ಲ ಇಂದ್ರಿಯಗಳನ್ನ ಗೆಲ್ಲೋದಕ್ಕೆ ಎಷ್ಟು ಶಕ್ತಿ ಬೇಕೋ ಅದಕ್ಕಿಂತ ಜಾಸ್ತಿ ಶಕ್ತಿ ಯಾವುದಕ್ಕೆ ಬೇಕೋ? ಜಿಹ್ವಾ ಚಾಪಲ್ಯ ಗೆಲ್ಲಕ್ಕೆ ಬೇಕು. ಅದಕ್ಕೆ ಮನುಷ್ಯ ಬಲುಬೇಗ ಟ್ರ್ಯಾಪ್ ಮಾಡೋದು ಯಾವುದರಿಂದ? ತಿನ್ನಿಸಿಬಿಟ್ಟು. ದುರ್ಯೋಧನ ಏನು ಮಾಡಿದ? ಅಶ್ವತ್ಥಾಮಕ್ಕೆ ಲೋಟ ಹಾಲು ಕೊಡ್ತಾ ಹೇಳ್ಕೊಂಡ, ಶಲ್ಯರಾಜನಿಗೆ ಊಟ ಹಾಕ್ತಾ ಹೇಳ್ಕೊಂಡ, ವಿಶ್ವಾಸರ ಆಗ್ತಾ ಹೇಳ್ಕೊಂಡ. ಸಿಗದೇ ಇದ್ದವ್ರು ಇಬ್ಬರೇ ಆತನ ಕೈಲೆ, ಭೀಮಾ ಕೃಷ್ಣ ಇಬ್ಬರು ಸಿಗಲಿಲ್ಲ ಅಷ್ಟೇ. ಅವರಿಂದ ಇವನೇ ಸತ್ತ ಕೊನೆಗೆ. ಅರ್ಥ ಆಯ್ತಾ? ಆದ್ದರಿಂದ ಸಿಕ್ಕಲ್ಲಿ ತಿನ್ನಬಾರದು ಅನ್ನೋದಕ್ಕೆ ಒಳ್ಳೆ ದೃಷ್ಟಾಂತ. ಆಮೇಲೆ ವೇಶ್ಯೆ ಕಥೆ ಹೇಳ್ತಾರೆ. ಪಿಂಗಲ ನಾಮ ವೇಶ್ಯಾಸಿ. ಪಿಂಗಲ ವೇಶ್ಯೆ, ವೇಶ್ಯೆಯಾಗಿದ್ದು ದೊಡ್ಡ ಕಥೆ ಅದು. ಆದರೆ ಅವಳಿಗೆ ಗೊತ್ತಾಯಿತು, ಮೊದಲೆಲ್ಲ ಈ ಜೀವನ ಸಾಗಿಸಿಬಿಟ್ಲು ಪಾಪ. ಬೇಕಾಶ್ ದುಡ್ಡು ಕಾಸು ಬಂತು, ವಯಸ್ಸಾಯಿತು, ಯಾರು ಹತ್ರ ಬರಲಿಲ್ಲ, ಭಾರಿ ದುಃಖ ಆಗೋಯ್ತು, ಕಾದು ಕಾದು ಸುಸ್ತಾಯಿತು. ಆಗ ಅಂದ್ಕೊಂಡಂತೆ, ಎಷ್ಟು ತಪ್ಪು ಮಾಡಿದೆ ನಾನು, ಒಳ್ಳೆ ಯೌವನ ಇದ್ದ ಕಾಲಕ್ಕೆ ಗಂಡ ಅಂತ ಇದ್ದು ಮದುವೆ ಆಗಿಬಿಟ್ಟಿದ್ದರೆ ಸುಖವಾಗಿರ್ತಿದ್ದೆ ನಾನೀಗ. ಈಗ ನಾನು ಹೇಳೋರಿಲ್ಲ ಕೇಳೋರಿಲ್ಲ, ಜೀವನ ಹೇಗಾಗಿದೆ ನೋಡ್ರಿ. ನನ್ನಂತೆ ಬದುಕಬೇಡಿ ಅಂತ ಸಂದೇಶ ಕೊಡ್ತಾಳೆ. ನನ್ನಂತೆ ಬದುಕಬೇಡಿ, ಕಂಡು ಕಂಡ ಪುರುಷರು ನಂಬಿಕೊಂಡು ನಾನು ಆರೋಗ್ಯ ಹೋಯಿತು, ಜೀವನ ಹೋಯಿತು, ಯಾರು ಗತಿ ಇಲ್ಲ ನನಗೀಗ, ಆ ಸ್ಥಿತಿ ಬಂದಿದ್ದೇನೆ. ಒಬ್ಬ ಗಂಡ ಅಂತಿದ್ರೆ ಪ್ರಸಂಗ ಬರ್ತಿರಲಿಲ್ಲ. ಅದೇ ರೀತಿ ನಾವು ನೋಡಿ ಅರ್ಥ ಮಾಡ್ಕೊಂಡು ಹಾಗಿರಬಾರ್ದು. ನಮ್ಮ ಸ್ಥಿತಿನೂ ಹಾಗೇನೆ. ಕಂಡು ಕಂಡ ದೇವರ ಹತ್ರ ಹೋಗೋದೇನು ಗೊತ್ತಾ? ಅದೇ ರೀತಿನೇ. ಒಬ್ಬ ದೇವರು ನಂಬ್ಕೊಂಡಿದ್ರೆ ಏನಿರುತ್ತೆ? ಹರಿರೇವ ಪರ ನಂಬ್ಕೊಂಡ್ರೆ ಏನಾಗುತ್ತೆ? ಚಿಂತೆಯ ಮನುಷ್ಯ ಇರ್ಬೋದು. ತುಂಬ ಜನಗಳಿಗೆ ಫುಲ್ ಆಫ್ ಕನ್ಫ್ಯೂಷನ್. ಕಂಡು ಕಲ್ಲಕ್ಕೆ ಚಪ್ಪಲಿ ಬಿಡೋದು ಕೈ ಬಿಗೋದು ಅಷ್ಟು. ಸಾರದ್ದು ಕೈ ಮುಖತನೇ ಹೋಗ್ತಿರ್ತಾರೆ ಹೊರತು ಒಳಗೆ ಯಾವ ದೇವರಿದ್ದಾರೋ ದೇವರೋ ದೇವರು ಅದು ಗೊತ್ತಿಲ್ಲ ಅವರಿಗೆ. ಹಾಗೆಲ್ಲ ಇರಬಾರ್ದು. ಯೋಚನೆ ಮಾಡಬೇಕು ಮನುಷ್ಯ, ಗಟ್ಟಿಯಾದ ಸಿದ್ಧಾಂತ ಹಿಡಿಬೇಕು, ವಿಚಾರ ಮಾಡಿ ಅರ್ಥ ಮಾಡ್ಕೋಬೇಕು, ಹರಿರೇವ ಪರಹ ತಿಳ್ಕೋಬೇಕು, ಇಲ್ಲವರೆ ಜೀವನ ಹಾಳಾಗಿ ಹೋಗುತ್ತೆ. ಒಟ್ಟು ದೇವರನ್ನೇ ನಂಬೋದಿಲ್ಲ, ಅದು ಕಂಡು ಕಂಡು ದೇವರು ನಂಬ್ತಾನೆ ಅಂತ ಕೇಳಿದರೆ ಅದು ವೇಶ್ಯಾ ಜೀವನ ಇದ್ದಾಗ ಲೆಕ್ಕ ಅಂತ ಹೇಳ್ತಾರೆ. ಅದು ವೇಶ್ಯಾ ಜೀವನ ಇದ್ದಾಗ ಲೆಕ್ಕ ಆಗಿರಬಾರ್ದು. ಅದಕ್ಕೆ ದಾಸರು ಮುತ್ತೈದಾಗಿರಬೇಕು ಮುದದಿಂದಲೇ ಅಂತ ಒಂದು ಪದ್ಯನೆ ಬರೀತಾರೆ ಹಾಡನ್ನು. ಮುತ್ತೈದಾಗಿರಬೇಕು ಅಂದ್ರೇನು? ಮದುವೆಯಾಗಿ ಮುತ್ತೈದೆಯಾಗಿ ಗಂಡನ್ನು ನಂಬ್ಕೊಂಡಿರಬೇಕೆ ಹೊರತು ಬಿಟ್ಟಿರಬಾರದು ಅಂತ ಅರ್ಥ. ಇನ್ನೊಂದು ದೃಷ್ಟಾಂತ ಕೊಡ್ತಾರೆ. ಪರಿಗ್ರಹೋ ಎಂ ದುಃಖಾಯ ಎದ್ಯತ್ ಪ್ರೇತಮಂ ಋಣ. ಇನ್ನೊಬ್ಬರಿಂದ ದಾನ ಸಿಗತ್ತೇವಲ್ಲ ಭಾರಿ ಡೇಂಜರಸ್ಸು ಅಂತ ನನಗೆ ಯಾವಾಗ ಗೊತ್ತಾಯಿತು ಅಂದರೆ ಒಂದು ಕುರರ ಪಕ್ಷಿಯನ್ನು ನೋಡಿ ತಿಳ್ಕೊಂಡೆ. ಕುರರ ಅಂತ ಒಂದು ಪಕ್ಷಿ. ಆ ಪಕ್ಷಿ ಸುಖವಾಗಿತ್ತು ಪಾಪ, ಯಾರೋ ಒಂದು ಮಾಂಸ ತುಂಡು ಹಾಕಿದ್ರು ತಿನ್ನಲಿಕ್ಕೆ ಅಂತ ಹೋಯಿತು. ಅಷ್ಟೊತ್ತು ಏನಾಯಿತು ಗೊತ್ತಾ? ದೊಡ್ಡ ಒಂದು ಪಕ್ಷಿಗಳ ಹಿಂಡೆ ಬಂತು ಅಲ್ಲಿಗೆ. ಇವ್ರು ಹೊಳೆಯಕ್ಕೆ ಶುರು ಮಾಡಿದ್ದೇನೆ ಎಲ್ಲ ಕೂಡ. ಈ ಪಕ್ಷಿ ಹೊಳೆಯಕ್ಕೆ ಶುರು ಮಾಡಿದೆ ಯಾತಕ್ಕೆ? ಮಾಂಸರು ತಮಗೆ ಬೇಕು ಅಂತ ಹೊಳೆಯಕ್ಕೆ ಶುರು ಮಾಡಿದೆ. ಇವನು ಎಷ್ಟು ಪ್ರಯತ್ನ ಮಾಡಿ, ಪಾಪ ಚಿಕ್ಕ ಪ್ರಾಣಿ ಇದು, ದೊಡ್ಡ ದೊಡ್ಡ ಪಕ್ಷಿ ಹೊಡಿತಾ ಇದೆ, ಗಾಬರಿ ಆಯ್ತು, ಹೇಗೆ ಎಸ್ಕೇಪ್ ಆಗಲಿ ಅಂತೇಳಿ ಯೋಚನೆ ಮಾಡಿತು. ಮಾಂಸದ್ರು ಬಿಸಾಕಿಬಿಡ್ತು, ಎಲ್ಲ ಆ ಕಡೆ ಹೋದು, ಇವನು ಸೇಫ್ ಆಗಿಬಿಟ್ಟ. ಅರ್ಥ ಆಯ್ತಾ? ಅದಕ್ಕೆ ಇನ್ನೊಬ್ಬರು ಪೈಸ ವಸ್ತು ನಮ್ಮಲ್ಲಿದ್ದರೆ ಅವ್ರು ಅಟ್ಯಾಕ್ ಮಾಡೋಕ್ಕೆ ಬರ್ತಾರೆ, ನಮ್ಮಲ್ಲಿ ಇಲ್ಲದೆ ಹೋದರೆ ಯಾರೂ ಬರೋದೇ ಇಲ್ಲ. ಮತ್ತು ರಾಬರಿ ಯಾರನ್ನು ಮಾಡೋದು, ರಾಬ್ ಮಾಡೋದು? ಇವತ್ತು ಶ್ರೀಮಂತರು ಮಾಡ್ತಾರೆ, ಬಡವ್ರನ್ನ ಮಾಡ್ತಾರ? ಶ್ರೀಮಂತರು ರಾಬ್ ಮಾಡ್ತಾರೆ, ಬಡವರು ರಾಬ್ ಮಾಡೋದಿಲ್ಲ. ಗುಡಿಸರಿಗೆ ಯಾರು ಕನ್ನ ಹಾಕೋದಿಲ್ಲ. ಯಾತಕ್ಕೆ? ಅದಕ್ಕೆ ಒಳಗೆ ಪಾತ್ರೆ ಸಿಗುತ್ತೆ ಅಷ್ಟೇ, ಯಾರು ಒಳಗೆ ಹೋಗೋದಿಲ್ಲ ಅದರೊಳಗೆ. ದೊಡ್ಡದಕ್ಕೆ ಬ್ಯಾಂಕ್ ದೊರಡೆ ಮಾಡ್ತಾರೆ. ಯಾತಕ್ಕೆ? ದುಡ್ಡು ಭಾರಿ ಇರೋದು. ಅದಕ್ಕೊಂದು ಸಂಗ್ರಹ ಮಾಡಿ ಇಟ್ಕೊಂಡ ನಾವು ವಸ್ತುವನ್ನು ಇಟ್ಕೊಂಡ್ರೆ ಇನ್ನೊಬ್ಬರು ಒಂದು ಅಟ್ಯಾಕ್ ಮಾಡ್ತಾರ. ಆದ್ದರಿಂದ ಇವತ್ತು 196 ಸಮಸ್ಯೆ ಅದೇನೆ. ಗಂಡ ಹೆಂಡತಿ ಇರ್ತಾರೆ, ವಯಸ್ಸಾಗಿರುತ್ತೆ, ಮನೆ ತುಂಬ ಸಂಪತ್ತಿರುತ್ತೆ, ಕೆಲಸದವರೇ ಕೊಂದು ಹೋಗ್ಬಿಡ್ತಾರೆ. ಬರೀ ತೊಗೊಂಡು ಹೋದ್ರೆ ಪುಣ್ಯ, ಇವರು ಕೊಂದು ತೊಗೊಂಡು ಹೋಗ್ತಾರೆ. ಗೊತ್ತಾಯ್ತಾ? ಬೆಳಗಾವಿ ಹೋಗಿದ್ದು ಸುಮಾರು 15 ಕೆಳಗಡೆಗೆ ಪೇಪರಲ್ಲಿ ಬಂದಿತ್ತು ಒಂದು 5-6 ಹಿಂದೆ. ಮಕ್ಕಳೆಲ್ಲ ಅಮೆರಿಕದಲ್ಲಿದ್ದಾರೆ, ಈ ಮುದುಕ ತಂದೆ ತಾಯಿ ಮಾತ್ರ ಇಲ್ಲಿದ್ದಾರೆ. ಯಾರೋ ಮನೇಲಿ ಇಟ್ಕೊಂಡ್ರು, 4-5 ಇಟ್ಕೊಂಡಿದ್ರು. ಎಲ್ಲ ನೋಡ್ಕೊಂಡ, ಹೋಗ್ದು ಇಬ್ಬರನ್ನು ಕೊಂದು ತೊಗೊಂಡು ಹೋದ. ನಾ ಎಲ್ಲಿ ಇಟ್ಕೊಳ್ಳೋಕೆ ಹೋಯ್ತು? ಅದೇ ಮನೆ ಪಕ್ಕದ ಮನೆ ಆಚಾರ್ಯ ಅಂತೇಳಿ, ಇದೇ ಮನೆಯಲ್ಲಿ ಆಗಿದ್ದ ಕೆಲಸ ಅಂತ ಹೇಳಿದ್ರು. ಪಾಪ, ಎಷ್ಟು ಇದಾಗಿರ್ಬೇಕು ಕೆಲಸ. ಅದು ತಮ್ಮ ಮಕ್ಕಳು ದೂರ ಹೋದ್ರು, ಇಲ್ಲಿ ಯಾರೋ ಕೊಂದು ತೊಗೊಂಡು ಹೋದ್ರು, ಆಸ್ತಿನೂ ಹೋಯ್ತು, ಎಲ್ಲ ಹೋಯ್ತು, ಪ್ರಾಣನೂ ಕಳ್ಕೊಂಡ್ರು ಕೊನೆಗೆ. ಅದಕ್ಕೆ ಏನೇ ಮಾಡೋದು? ಇನ್ನೊಬ್ಬರು ಬಯಸೋ ವಸ್ತು ನಮ್ಮಲ್ಲಿತ್ತು ಅಂದರೆ ರಕ್ಷಣೆ ಮಾಡೋ ಶಕ್ತಿ ಇಲ್ಲದೆ ಹೋದಾಗ ಏನಾಗುತ್ತದೋ? ನಾವೇ ಬಲಿಯಾಗಬೇಕಾಗುತ್ತೆ. ಆದ್ದರಿಂದ ಗುರರ ಪಕ್ಷಿಯಿಂದ ಕಲಿತ ಪಾಠ, ನಾವೆಂದೂ ಕೂಡ ಕೂಡಿಟ್ಟು ಪ್ರಾಣ ಕಳ್ಕೊಳ್ಳೋದಕ್ಕೆ ಹೋಗಬಾರದು. ನಮೇ ಮಾನವಮಾನೌಸ್ತಃ ನ ಚಿಂತಾ ಗೇಹಪುತ್ರಿಣಾಂ ಆತ್ಮಕ್ರೀಡಾ ಆತ್ಮರಾಮೋ ವಿಚಾರಾಮೀಹ ಬಾಲವತ್. ಮಗುವಿನಿಂದ ಏನು ಕಲಿತೆ? ಮಗು ಹೇಗಿರುತ್ತೆ ಗೊತ್ತಾ? ನಿಶ್ಚಿಂತೆ. ಯಾರು ಬೈದ್ರು ಅಂತಿಲ್ಲ, ಹೊಡೆದ್ರು ಅಂತಿಲ್ಲ, ಇದು ಅಂತಿಲ್ಲ, ತನ್ನ ಪಾಡಿತ ಆಡ್ಕೊಂಡಿದ್ದು ಬಿಡುತ್ತೆ. ಜ್ಞಾನಿ ಆದವನು ಹಾಗಿರಬೇಕು ಅಂತ ಹೇಳ್ತಾರೆ. ನಮೇ ಮಾನವಮಾನೌಸ್ತಃ, ಅದಕ್ಕೆ ಮಾನ ಮರ್ಯಾದೆ ಯಾವುದೂ ಇಲ್ಲ, ತನ್ನ ಪಾಡಿತ ಎಂಜಾಯ್ ಮಾಡ್ತಾ ಕೂತಿರೋದು. ಆ ರೀತಿ ಬದುಕಬೇಕು ನಾವು. ಜನ ಹೊಗಡ್ತಾರೆ ಬಿಡ್ತಾರೆ ಗೊತ್ತಿಲ್ಲ, ಬೈತಾರೆ ಬಿಡ್ತಾರೆ ಗೊತ್ತಿಲ್ಲ, ನಿಶ್ಚಿಂತೆಯಾಗಿರಬೇಕು. ಬಾಲಕರಂತೆ ಇರೋದನ್ನು ಕಲ್ತ್ಕೊಂಡೆ ನಾನು. ಇದು ಮಗುವಿನಿಂದ ಕಲಿಬೇಕಾದ ಪಾಠ. ನಮ್ಮನ್ನು ಇಡಿ ಎಂಬುದು ಮಗುವಿನಂಥ ಬುದ್ಧಿ ಅಂತ ಕರೀತಾರೆ. ಮಗುವಿನಂಥ ಬುದ್ಧಿ ಅಂದ್ರೇನು? ಕಪಟವಿಲ್ಲದ ಬುದ್ಧಿ ಅಂತ. ಮಗುಗೇನು ಗೊತ್ತಿರೋದಿಲ್ಲ, ಮೋಸ ಮಾಡಿ ಗೊತ್ತೇ ಇರೋದಿಲ್ಲ. ಮಕ್ಕಳು ಸ್ವಭಾವ ಏನು ಗೊತ್ತಾ, ಏನಾದ್ರು ಒಂದಿಷ್ಟು ಕೊಡಿ, ಅದೇನು ಮಾಡೋದು ಗೊತ್ತಾ, ಇರೋ ಚೂರು ಯಾರಿಗೂ ಕೊಡ್ಲಕ್ಕೆ ಹೋಗುತ್ತೆ, ಗೊತ್ತಾಯ್ತಿಲ್ಲ. ಮಕ್ಕಳು ಸಹಜವಾದ ಬುದ್ಧಿ ಅಂದರೆ ನಾವು ಏನೇ ಅದ್ರ ಕೈಲಿ ಕೊಟ್ಟು ಇನ್ನೊಬ್ಬರಿಗೆ ಕೊಡ್ಲಿಕ್ಕೆ, ಕೆಲವು ಮಕ್ಕಳು ಅಂತ ಹೇಗಿರ್ತಾರೆ, ಕೊಟ್ಟಂದ್ರೆ ಸ್ವಲ್ಪ ಕೊಡ್ಲಕ್ಕೆ ಹೋಗ್ತಾರೆ, ಮತ್ತೆ ಸ್ವಲ್ಪ ನೀನು ಸ್ವಲ್ಪ ತಗೋ ತಾತ ಅಂತ ಕೊಡ್ಲಕ್ಕೆ ಬರ್ತಾರೆ. ಮಕ್ಕಳು ಬುದ್ಧಿ ಅದು. ನಾವೇನು ಮಾಡ್ತೇವೆ ಗೊತ್ತಾ, ಮಗುನ ಕರೆದು ಹಾಗೆಲ್ಲ ಕೊಡಬಾರ್ದು ಅಂತ ಹೇಳ್ಕೊಡ್ತೇವೆ, ಹಾಗೆಲ್ಲ ಕೊಡಬಾರ್ದು, ನೀನೇ ತಿನ್ಬೇಕು ಅಂತ ಹೇಳ್ಕೊಡ್ತಾರೆ. ಅದೇ ಅಭ್ಯಾಸ ಮಾಡಿಸ್ತೇವೆ, ಅಭ್ಯಾಸ ಆಗಿಬಿಡುತ್ತೆ. ಕೊನೆಗೆ ಎಲ್ಲಿವರಿಗೆ ಹೋಗುತ್ತೆ ಗೊತ್ತಾ, ಅದು ಅಪಾಮನೆ ಬಿಟ್ಬಿಡ್ತಾರೆ. ಕೊನೆಗೆ ಎಲ್ಲರಿಗೂ ಟಾಟಾ ಮಾಡಿಬಿಡ್ತಿಂದು ಹೋಗ್ಬಿಡ್ತಾರೆ. ಮನೆ ಮನುಷ್ಯನ ಸಹಜವಾದ ಬುದ್ಧಿ ಅಂದರೆ ಕೊಟ್ಟು ತಿನ್ನೋದು, ಇನ್ವಾಲ್ವ್ಮೆಂಟ್ ಇಲ್ಲದೇ ಇರೋದು. ಅದನ್ನು ನಾವು ಕಲಿಸ್ತೇವೆ ಹೊರತು ದೇವರು ಮಾತ್ರ ಒಳ್ಳೆ ರೀತಿಯೇ ಬೆಳೆಸಿ ಇಟ್ಟಿರ್ತಾನೆ. ಅದನ್ನು ಮಗುವಿನಿಂದ ನಾನು ಕಲಿತೆ ಅಂತ ಹೇಳ್ತಾರೆ. ಮಗುವಿನಲ್ಲಿ ಕಾಣೋದು ಎರಡು, ಒಂದು ನಿರ್ಲಿಪ್ತವಾದ ಮನೋಭಾವ, ಇನ್ನೊಂದು ಮುಗ್ಧತೆ. ಎರಡನ್ನ ಜ್ಞಾನಿಯಾದವನು ಹೊಂದಿಬಿಟ್ಟ ಅಂದರೆ ಅದು ನಿಜವಾದ ಜ್ಞಾನಿಯು. ಮಗುವಿಗೆ ಎರಡೂ ಇದೆ, ಜ್ಞಾನ ಇಲ್ಲ. ಜ್ಞಾನಿ ಮಗುವಿನಂತೆ ಇದ್ದಾನೆ, ಆದರೆ ಜ್ಞಾನ ಇದೆ. ಸ್ವಲ್ಪ ಮಕ್ಕಳಂತ ಇರಬೇಕು ಅಂದರೆ ಕಾಪಟ್ಯಾದಿಗಳನ್ನ ಬಿಡೋದ್ರಲ್ಲಿ ಮಕ್ಕಳಂತ ಇರಬೇಕೆ ಹೊರತು ಮೆಚ್ಯೂರಿಟಿ ಮಾತ್ರ ತುಂಬ ಜಾಸ್ತಿ ಇರಬೇಕು. ಅದಕ್ಕೆ ಭಾಗವತ ಕೊಟ್ಟ ಉತ್ತರ ಏನು ಅಂದರೆ, ಹೈಲಿ ಮೆಚ್ಯೂರ್ಡ್ ಯಾರಾಗಿರ್ತಾರೆ, ಅವ್ರು ಹೇಗಿರ್ತಾರೆ ಅಂದರೆ ಬಾಲಕರಿದ್ದಾಗಿರ್ತಾರೆ, ನಿಷ್ಕಪಟವಾದ ರೀತಿಯಲ್ಲಿ ಇರ್ತಾರೆ. ಸ್ವಾವೇವ ಚಿತ್ತಯ ಮುಕ್ತವು ಪರಮಾನಂದ ಆಪ್ಲುತವು ಯೋ ವಿಮೂಢೋ ಜಡೋ ಬಾಲ ಯೋ ಗುಣೇಭ್ಯಃ ಪರಂಗತಃ. ಜೀವನದಲ್ಲಿ ಅತ್ಯಂತ ಸುಖಿಗಳು ಇಬ್ಬರೇ ಅಂತೆ, ಒಂದು ಮಗು ಒಬ್ಬ ಜ್ಞಾನಿ, ಇಬ್ಬರೇ ಭಾರಿ ಸುಖಿಗಳು. ಇಬ್ಬರಿಗೂ ಅಟ್ಯಾಚ್ಮೆಂಟ್ ಫ್ರೀ, ಏನು ದುಃಖನೇ ಇಲ್ಲ. ಮಗು ಆದವ್ರು ಮನೆಯಲ್ಲಿ ಯಾರೋ ಸತ್ತಿರ್ತಾರೆ, ಮಕ್ಕಳು ಆಟ ಆಡ್ತಾ ಕೂತಿರ್ತಾರೆ, ಏನು ಗೊತ್ತಾಗೋದಿಲ್ಲ, ತಂಪಾಡ್ತಾ ಆಟ ಆಡ್ತಾ ಇರ್ತಾರೆ. ಯಾಕೆ ಅವ್ರಿಗೆ ಎಚ್ಚರನೇ ಇಲ್ಲ, ಬಗ್ಗೆ ಜ್ಞಾನನೇ ಇಲ್ಲ. ಜ್ಞಾನಿ ಯಾವ್ದನ್ನು ಹಾಗೆ ಇರ್ತಾನೆ ಅಂತ ಹೇಳ್ತಾರೆ. ಜನಕರಾಜ ಭಾಗವತ ಕೇಳ್ತಾ ಕೂತಿರ್ತಾನೆ, ಇಡೀ ಮಿಥಿಲಾಪಟ್ಟಣ ಬೆಂಕಿ ಬಿತ್ತು ಅಂತ ಸುದ್ದಿ ಬರುತ್ತೆ. ಅದೇನು ಮಾಡ್ತಾನೆ ಗೊತ್ತಾ, ನನಗೇನು ಗಂಟು ಹೋಗಲಿಲ್ಲ, ಮಿಥಿಲಾಯಾಮ್ ಪ್ರದೀಪ್ತಾಯಾಮ್ ನಮೇ ಕಿಂಚನ ದಹ್ಯತೆ, ಆರಾಮಾಗಿ ಕೂತ್ಬಿಟ್ಟಂತೆ. ಮಗು ಹೇಗೋ ಜ್ಞಾನಿಗಳು ಹಾಗೆ ನಿರ್ಲಿಪ್ತವಾದ ಮನೋಭಾವ ಇರಬೇಕಾದ್ರೆ ಮಗುವಿನ ಅಪ್ರೋಚ್ ಇರಬೇಕು ಅಂತ ಹೇಳ್ತಾರೆ. ಕ್ವಚಿತ್ ಕುಮಾರಿ ತ್ವಾತ್ಮಾನಂ ಗೃಣ್ವಾನಾನ್ ಗೃಹಮಾಗತಾನ್ ಸ್ವಯಂ ತಾನ್ ಅರ್ಹಯಾಮಾಸ ಕ್ವಾಪಿ ಯಾತೇಶು ಬಂಧುಷು. ಒಬ್ಬ ಹುಡುಗಿ ಕನ್ಯೆ, ಹಿಂದಿನ ಕಾಲಕ್ಕೆ ಹುಡುಗಿ ಕನ್ಯೆ ಎರಡು ಈಕ್ವಲ್, ಎಂಟು ವರ್ಷಗಳು ಮದುವೆ ಆಗ್ತಿರ್ತಿತ್ತು ಸಾಮಾನ್ಯ. ಆದ್ದರಿಂದ ಚಿಕ್ಕ ಹುಡುಗಿಯವಳು, ಒಂದು ಪ್ರಸಂಗ ಏನಾಗಿತ್ತು, ಮನೆಗೆ ಅವಳನ್ನು ನೋಡ್ಲಿಕ್ಕೆ ಗಂಡಿನ ಕಡೆ ಬರೋರು ಇದ್ದರು. ಅವಳು ಕುಟ್ತಾ ಇದ್ದಾಳೆ ಮನೆಯೊಳಗೆ, ಮನೆ ಯಜಮಾನರೆಲ್ಲ ಹೋಗಿಬಿಟ್ಟಿದ್ದಾರೆ, ಮನೆ ಅವ್ರ ಗಂಡಿನ ಕಡೆ ಬರೋ ಹೊತ್ತಾಗಿಬಿಟ್ಟಿದೆ, ಜೋರಾಗಿ ಕುಟ್ತಾ ಇದ್ದಾಳೆ. ಅವಳು ಯೋಚನೆ ಬಂತು, ಅದು ಬರೋ ಹೊತ್ತಿ ನಾನು ಕುಟ್ಕೋತಾ ಕೂತ್ಬಿಟ್ಟಿದ್ರೆ ನಾನು ಕುಟ್ಟೋದ್ರೆ ಗೊತ್ತಾಗಿಬಿಡುತ್ತೆ, ನನಗೆ ನಾಚಿಕೆ ಆಯ್ತಂತೆ ಪಾಪ ಅವಳಿಗೆ. ಅದಕ್ಕೇನು ಮಾಡಿದ್ಲು, ನಾನು ಕುಟ್ಟಬೇಕು ಅವ್ರಿಗೆ ಗೊತ್ತಾಗಬಾರ್ದು, ಈ ಬಳೆಗಳು ಶಬ್ದ ಮಾಡ್ತಾ ಇವೆ ಜೋರಾಗಿ, ಹಾಕೊಂಡು ಬಳೆಗಳು ಶಬ್ದ ಮಾಡ್ತಾ ಇವೆ. ಅದಕ್ಕೇನು ಮಾಡಿಲ್ಲಂತ ಅವಳು, ಶಬ್ದ ಆಗಬಾರದು ಅಂಥೇಳಿ ಒಂದೊಂದೇ ಬಳೆ ತೆಗಿತಾ ಹೋಗಿ, ಶಬ್ದ ಕಡಿಮೆ ಆಯ್ತಾ ಹೋಯಿತು, ಆದರೆ ನಿಲ್ಲಿಲ್ಲ. ಕೊನೆಗೆ ಎರಡೆರಡು ಬಳೆ ಉಳಿಸ್ಕೊಂಡ್ರು ಕೈಯೊಳಗೆ, ಎರಡೆರಡು ಬಳೆ ಉಳಿಸ್ಕೊಂಡ್ರು. ಆಗಲೂ ಕೂಡ ಏನಾಯ್ತು, ಪಟ್ ಪಟ್ ಶಬ್ದ ಆಗ್ತಾ ಇತ್ತು, ಜಾಸ್ತಿ ಆಗ್ತಿದ್ರು ಕೂಡ ಸ್ವಲ್ಪ ಶಬ್ದ ಆಯಿತು. ಕೊನೆಗೆ ಏನು ಮಾಡಿಲ್ಲಂತೆ, ಒಂದೊಂದೇ ಉಳಿಸ್ಕೊಂಡ್ರು. ಅಲ್ಲಿಗೆ ಏನಾಯ್ತು, ಶಬ್ದ ಪೂರ್ತಿ ನಿಂತೋಯ್ತು, ಎಲ್ಲ ತೆಗಿಲಿಲ್ಲ, ವೆರಿ ಇಂಪಾರ್ಟೆಂಟ್ ಗೊತ್ತಾಯ್ತಾ, ಎಲ್ಲ ತೆಗಿಲಿಲ್ಲ, ಒಂದೊಂದು ಹಾಕ್ಕೊಂಡ್ಲು, ಕೊನೆಗೆ ಶಬ್ದ ಆಗಲೇ ಇಲ್ಲ. ಇದನ್ನೆಲ್ಲ ನೋಡ್ತಾ ಕೂತೀನಿ ಅವಧೂತ, ಅರ್ಥ ಮಾಡಿಕೊಂಡ, ಓಹೋ ಎಂಥ ದೊಡ್ಡ ಥೀರಿ ಗೊತ್ತಾಯಿತು ಅಂತ ಹೇಳ್ತಾನೆ. ಏನು ತತ್ವ ಗೊತ್ತಾ, ತುಂಬ ಬಳೆಗಳಿದ್ದಾಗ ಭಾರಿ ಶಬ್ದ ಆಯಿತು, ಎರಡೇ ಬಳೆ ಇದ್ದಾಗ ಸ್ವಲ್ಪ ಶಬ್ದ ಆಯಿತು, ಒಂದೊಂದೇ ಬಳೆ ಇದ್ದಾಗ ಶಬ್ದ ಆಗಲೇ ಇಲ್ಲ. ನನಗೆ ಅರ್ಥ ಆಯಿತು. ಏನರ್ಥ ಆಯಿತು ಅಂದರೆ, ವಾಸೋ ಬಹೂನಾಂ ಕಲಹ, ತುಂಬ ಜನ ಇದ್ದರೆ ಗಲಾಟೆ ಆಗುತ್ತೆ. ಭವೇದ್ವಾರ್ತಾ ದ್ವಯೋರಪಿ, ಇಬ್ಬರೇ ಇದ್ದರೆ ಹರಟೆ ಆಗುತ್ತೆ, ಗೊತ್ತಾಯ್ತಾ, ಹೆಚ್ಚನ ಇದ್ದರೆ ಗಲಾಟೆ, ಇಬ್ಬರೇ ಇದ್ದರೆ ಹರಟೆ, ಒಬ್ಬನೇ ಇದ್ರೆ ಧ್ಯಾನ. ಏಕಏವ ಚರೇ ತಸ್ಮಾತ್ ಕುಮಾರಿಯಾ ಇವ ಕಂಕಣ. ಆ ಹುಡುಗಿ ಕೈಯಲ್ಲಿದ್ದ ಒಂದೇ ಬಳೆ ಇದ್ದ ನಾವಿರಬೇಕು. ಅದು ಜ್ಞಾನಿಗಳು ಹೇಗಿರ್ತಾರೆ, ಯಾವಾಗಲೂ ಕೂಡ ಏಕಾಕಿ ಯಥಚಿತ್ತಾತ್ಮ ತಕ್ತ ಸರ್ವ ಪರಿಗ್ರಹ, ಭಗವದ್ಗೀತೆಯ ಶ್ಲೋಕ. ಒಂಟಿಯಾಗಿದ್ದರೆ ಏನಿರೋದಿಲ್ಲ ಯಾವಾಗಲೂ ಮನುಷ್ಯನಿಗೆ, ಗಲಾಟೆಗಳ ಪ್ರಶ್ನೆನೇ ಬರೋದಿಲ್ಲ. ಅದರಿಂದಾಗಿನೇ ಆದಷ್ಟು ಕೂಡ ಇಬ್ಬರು ಇರಬಾರದು, ಸ್ವಲ್ಪ ಹರಟೆ, ಜಾಸ್ತಿ ಇದ್ರಂತೂ ಭಾರಿ ಗಲಾಟೆ, ಒಬ್ಬನೇ ಇದ್ರೆ ನಿಶ್ಚಿಂತೆ ಧ್ಯಾನ ಮಾಡಲಿಕ್ಕೆ ಬರುತ್ತೆ. ಗಾಯತ್ರಿ ಜಪ ಮಾಡ್ತೀವಿ ಅಂತೇಳಿ ಐದು ಜನ ಕೂತು ಏನಾಗುತ್ತೆ, ಎಂಟು ಜನ ಕೂತ್ಕೊಂಡ್ರೆ ನಿಂದೆಷ್ಟಾಯ್ತು ನಿಂದೆಷ್ಟಾಯ್ತು ಸ್ಕೋರ್ ಕೇಳೋದ್ರಲ್ಲೇ ಹೋಗಿಬಿಡುತ್ತೆ ಕೊನೆ ಪಕ್ಷ. ಅದಕ್ಕಾಗೆಲ್ಲ ಮಾಡಬಾರ್ದು, ತನ್ನ ಪಾಡಿ ತಾನು ಮಾಡಿ ಅಭ್ಯಾಸ ಮಾಡಬೇಕು. ಸಂಸ್ಕೃತ ಸುಭಾಷಿತ ಒಂದಿದೆ, ಏಕಸ್ತಪಃ ಜ್ವರಧ್ಯಾಯಿ ತ್ರಿಭಿರ್ಗೀತಂ ಚತುಃಪಥಂ ಸಪ್ತ ಪಂಚ ಕೃಷೀಣಾಂಚ ಸಂಗ್ರಾಮೋ ಬಹುಭಿರ್ಜನೈ. ಒಳ್ಳೆ ಶ್ಲೋಕ. ಏಕಃ ತಪಃ, ತಪಸ್ ಮಾಡಕ್ಕೆ ಎಷ್ಟು ಜನ ಇರಬೇಕಂತೆ, ಒಬ್ಬನೇ. ದ್ವಿರಧ್ಯಾಯಿ, ಅಧ್ಯಯನಕ್ಕೆ ಎಷ್ಟು ಜನ ಇರಬೇಕು, ಇಬ್ಬರು, ಹೇಳೋರೊಬ್ಬ ಕೇಳೋನೊಬ್ಬ. ಆಮೇಲೆ ತ್ರಿಭಿರಿ ಗೀತಂ, ಸಂಗೀತಕ್ಕೆ ಎಷ್ಟು ಜನ ಇರಬೇಕು, ಹಾಡೋರು ಬಾರಿಸೋರು ಊದೋರು ಕನಿಷ್ಠ ಮೂರು ಜನ ಇರಬೇಕು ಸಂಗೀತಕ್ಕೆ. ಚತುಃಪಥಂ, ಯಾತ್ರೆ ಹೋಗ್ಬೇಕಾದ್ರೆ ಎಷ್ಟು ಜನ ಇರಬೇಕು, ನಾಲ್ಕು ಜನ. ಅದಕ್ಕೆ ಮಾಸಲ್ಲಿ ಹೋಗ್ತಾರೆ, ಟ್ರಾವೆಲ್ಸ್ ಎಲ್ಲ ಜೊತೆಗೆ ಹೋಗ್ತಾರೆ. ಆಮೇಲೆ ಸಪ್ತಪಂಚ ಕೃಷಿ ನಾಂಚ, ಅಗ್ರಿಕಲ್ಚರ್ ಎಷ್ಟು ಜನ ಇರಬೇಕು ಅದಕ್ಕೆಲ್ಲ, ಎಂಟಚ್ಚರ ಬೇಕು, ಇದ್ರ ಮಾಡೋಕ್ಕಾಗಲ್ಲ, ತುಂಬ ಜನ ಬೇಕಲ್ಲ, ಒಬ್ಬೊಬ್ಬರಿಗೆಲ್ಲ ವ್ಯವಸಾಯ ಮಾಡೋಕ್ಕಾಗೋದಿಲ್ಲ. ಯುದ್ಧಕ್ಕೆ ಹೋಗ್ಬೇಕಾದ್ರೆ ಸಂಗ್ರಾಮ ಬಹುಬಿರ್ಜನಿ, ದೊಡ್ಡ ಗುಂಪು ಹೋದಾಗ ಯುದ್ಧ ಅಂತ ಶುರುವಾಗ ಹೋಗ್ತಾನೆ, ಒಬ್ಬರೇ ಯುದ್ಧಕ್ಕೆ ಹೋಗ್ತೀನಿ ಅರ್ಥ ಇಲ್ಲ. ಈಗ ಸ್ಟ್ರೈಕ್ ಮಾಡೋಕೊಂಡು ಎಷ್ಟು ಜನ ಮಾಡ್ತಾರೆ, ಫಸ್ಟು ದುಡ್ಡು ಕೊಟ್ಟಾದ್ರು ಸೇರಿಸ್ಕೊತಾರೆ, ಜನಗಳನ್ನ ಸೇರಿಸ್ಕೊಂಡು ಆಮೇಲೆ ಡೌನ್ ಇತ್ತಂತ ಶುರು ಮಾಡ್ತಾರೆ, ಹೋಗ್ತಾನೆ. ಕೂಗ್ಲಿಕ್ಕೆ ಜನ ಬೇಕು ಯಾವಾಗಲೂ ಕೂಡ. ಆದ್ದರಿಂದ ನಾವು ಜೀವನದಲ್ಲಿ ಸಾಧನೆ ಮಾಡಬೇಕು ಅಂತಿದ್ರೆ ಎಷ್ಟು ಜನ ಇರಬೇಕು, ಒಂಟಿಯಾಗಿರಬೇಕು ಯಾವಾಗಲೂ ಕೂಡ. ಅದು ಇವತ್ತಿನ ದಿವಸ ಇಂಪಾಸಿಬಲ್. ಹಾಗಾಗಿ ನೆಕ್ಸ್ಟ್ ಇನ್ನೊಂದು ಅರ್ಥ ಮಾಡಿಕೊಂಡೆ, ಏನದು ಯಸ್ಮಿನ್ ಮನೋಲಬ್ಧ ಪದಂ, ಒಬ್ಬ ಮನುಷ್ಯ ಒಂದೇ ಕಡೆಗೆ ಎಷ್ಟು ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋದನ್ನು ಅರ್ಥ ಮಾಡಿಕೊಂಡೆ. ಯಾರನ್ನು ನೋಡಿ ಅಂದರೆ ಒಬ್ಬ ಬಡಿಗೆ ಇದ್ದ, ಏನೋ ಕೆತ್ತಾ ಕೂತಿದ್ದ, ಪಕ್ಕದಲ್ಲಿ ರಾಜ ಬರ್ತಾ ಇದ್ದಾನೆ, ಅವನ ಆ ಕಡೆ ನೋಡಲೇ ಇಲ್ಲ, ಬರಿ ಬರೀ ಅದೇ ಕೆಲಸ ಮಾಡ್ತಾ ಇದ್ದಾನೆ. ರಾಜ ಮುಂದೆ ಹೋಗಿಬಿಡ್ತಾನೆ, ರಾಜ ಬಂದಿದ್ದು ಗೊತ್ತಿಲ್ಲ ಹೋಗಿದ್ದು ಗೊತ್ತಿಲ್ಲ. ಅರ್ಥ ಮಾಡಿಕೊಂಡೆ ನಾನು ನಮ್ಮ ಕೆಲಸದಲ್ಲಿ ಹೇಗೆ ಇನ್ವಾಲ್ವ್ ಆಗಬೇಕು ಅಂದರೆ ಬಡಗಿ ನೋಡಿ ಕಲ್ತ್ಕೊಂಡೆ ಅಂತ ಹೇಳ್ತಾನೆ. ಶರಬತ್ ತನ್ಮಯೋ ಭವೇ, ಆ ಬಡಗಿ ಮಾಡೋನು ರಾಜ ಬಂದರೂ ಕೇರ್ ಮಾಡಲಿಲ್ಲ ಅಂದಮೇಲೆ ಇಂಥ ಯಾವನು ತದಲಂ ಬಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸ ಮೀಶಪದೆ, ಏಕಾಗ್ರತೆ ಚಿತ್ತತೆ ಇದ್ದಾಗ ಮನುಷ್ಯ ಸಾಧನೆ ಮಾಡಕ್ಕೆ ಬರೋ ಹಾಗೆ ಬೇತ್ರೆ ಮಾಡಕ್ಕೆ ಬರೋದಿಲ್ಲ. ಪಕ್ಕ ಅವ್ರು ಬಂದರೆ ಕಾಣಲಿಲ್ಲ, ಇವ್ರು ಬಂದರೆ ಕಾಣಲಿಲ್ಲ ಅಲ್ಲ, ರಾಜ ಬಂದರೂ ಕಾಣಲಿಲ್ಲ ಅವರು. ಆ ರೀತಿ ದೇವರಲ್ಲಿ ಮನಸ್ಸು ಹಾಕಬೇಕು ಅಂತ ಅರ್ಥ ಮಾಡಿಕೊಂಡೆ. ಆ ಬಡಿಗೆ ನೋಡಿಬಿಟ್ಟು ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಸಂದೇಶ. ಇನ್ನು ಹಾವಿನ ನೋಡಿ ಕಲ್ತ್ಕೊಂಡೆ, ಹಾವಿನ ನೋಡಿ ಏನಪ್ಪ ಕಲ್ತ್ಕೊಂಡೆ ಅಂದರೆ ಏಕಚಾರಿ ಅನಿಕೇತಶ್ಚ ಅಪ್ರಮತ್ತು ಗುಹಾಶಯ ಅಲಕ್ಷ್ಯಮಾಣ ಆಚಾರೈ ಮುನಿರೇಕೋ ಅಲ್ಪತೋಷಣ ಗೃಹಾರಂಭೋ ಹಿ ದುಃಖಾಯ ಅಧ್ರುವಶ್ಚ ಫಲಾತ್ಮನಃ ಸರ್ಪ ಪರಕೃತಂ ವೇಷ್ಮ ಪ್ರವಿಶ್ಯ ಸುಖಮೇಧತೆ. ಇದನ್ನು ಅರ್ಥ ಮಾಡಿಕೊಂಡೆ. ಈ ಹಾವು ಹುತ್ತದಲ್ಲಿ ವಾಸ ಮಾಡುತ್ತೆ, ಎಲ್ಲರಿಗೂ ಗೊತ್ತದು. ಹಾವು ಹುತ್ತದಲ್ಲಿ ವಾಸ ಮಾಡುತ್ತೆ, ಆದರೆ ಹುತ್ತ ಹಾವು ಕಟ್ಟಿದ್ದಲ್ಲ, ಹುತ್ತ ಕಟ್ಟೋದೆಲ್ಲ ಗೆದ್ದಲು ಹುತ್ತ ಕಟ್ಟುತ್ತೆ, ಹಾವು ಗೃಹಪ್ರವೇಶ ಮಾಡುತ್ತೆ. ಇದು ಅರ್ಥ, ನಾನು ಅರ್ಥ ಮಾಡಿಕೊಂಡೆ. ಮನೆ ಕಟ್ಟಿಸ್ಬಾರ್ದು, ಕಟ್ಟಿಸಿ ಮನೆಗೂ ವಾಸ ಮಾಡಬೇಕು ಅಂತ ಅರ್ಥ ಮಾಡ್ಕೊಂಡ್ಬಿಟ್ಟೆ ಅಂತೇಳಿ. ಅದು ಇಂಗ್ಲೀಷ್ನಲ್ಲಿ ಇಡಿ ಎಂಬುದು ಒಂದು ಏನಂತ ಹೇಳ್ತಾರೆ, ಫೂಲ್ಸ್ ಬಿಲ್ಡ್ ದಿ ಹೌಸಸ್ ವೈಸ್ ಲಿವ್ ಇನ್ ದೆಮ್ ಅಂತ ಹೇಳ್ತಾರೆ. ಒಂದು ಮೂರ್ಖ ಬುದ್ಧಿ ಮನೆ ಕಟ್ತಾನೆ, ಜ್ಞಾನ ಬಾಡಿಗೆ ಮೇಲೆ ವಾಸ ಮಾಡ್ತಾನೆ ಅಂತ ಹೇಳ್ತಾರೆ. ಸರ್ಪದಿಂದ ಕಲಿತ ಪಾಠ ಇದು, ಅಂದರೆ ಮನೆ ಇಲ್ಲದವರಿಗೆಲ್ಲ ಒಂದು ಪಾಠ ಇದು, ಸ್ವಂತ ಮನೆ ಇಲ್ಲ ಹೋದಲ್ಲೂ ಹಾವಿನಿಂದ ಕಲಿತ ಪಾಠ ಅಂತ ತಿಳ್ಕೊಂಡ್ರಾಯ್ತು. ಅದು ತಮಾಷೆಗೆ ಹೇಳ್ಬೋದು, ಹಾವಿನ ಸ್ವಂತ ಮನೆ ಇಲ್ಲ, ಹುತ್ತದಲ್ಲಿದ್ದು ಸುಖವಾಗಿರುತ್ತೆ. ಅದು ಬಾಡಿಗೆ ಬರೆಯವರು ಹೇಗಿರ್ತಾರೆ ಗೊತ್ತಾ, ಹಾವಿದ್ದಾಗೆ ಇರ್ತಾರೆ, ಬಾಡಿಗೆ ಕೆಡ್ದಾಗೆಲ್ಲ ಬುಸ್ಸಂತಿರ್ತಾರೆ ಹೊರತು ಬಾಡಿಗೆ ಕೂಡ ಅಭ್ಯಾಸ ಇಲ್ಲ. ಮಾತ್ರ ಬಂದಾಗ ಹಾವಿದ್ದಾಗೆ ಸೇರ್ಕೊಂಡ್ಬಿಡ್ತಾರೆ, ಬಿಡಿಸೋದು ಬಾರಿ ಕಷ್ಟ. ಬೇರೆ ಹುತ್ತೊಳ್ಳು ಹಾಗೆ ಎದುರಿಗೂ ಬಿಟ್ಕೊಡೋದಿಲ್ಲ, ಆಮೇಲೆ ಅದು ಹಾವೇ ಆಕ್ರಮಿಸಿ ಬಿಡುತ್ತೆ. ಹುಷಾರು ಎಷ್ಟೋ ಜನ ಹೇಳ್ತಾರೆ, ಪಾಪ ಕೆಲವರು ಹೇಳ್ತಾರಪ್ಪ ವಯಸ್ಸಾದವ್ರು ಬಂದು ಆಚಾರ್ಯ ಅವರಿವರಿಗೆ ಬಾಡಿಗೆ ಕೊಟ್ಟರೆ ಮನೆ ಬಿಡಿಸೋದು ಕಷ್ಟ ಅಂತೇಳಿ, ಸ್ವಂತ ತಮ್ಮನಿಗೆ ಕೊಟ್ಟೆ ಅದು ಬಿಡುವಲ್ಲ, ಕೇಸ್ ಹಾಕಿದ್ದಾರೆ ನಂದೇ ಅಂತ ಹೇಳಿರ್ತಾರೆ ಗೊತ್ತಾಯ್ತಾ, ಕೇಸ್ ಹಾಕಿಬಿಟ್ಟಿದ್ರೆ ನಾನೇ ಬಿಡಬೇಕಾಗಿದೆ ಬೇರೆ ಅಂತ ಹೇಳ್ತಾರೆ. ಅಂದರೆ ಮನೆ ನಂಬೋದು ಎಷ್ಟು ಕಷ್ಟ ಬರ್ತದೆ ಚೆನ್ನಾಗಿದೆ. ಹಾವಿನಿಂದ ಕರೆದ ಪಾಠ ಇಷ್ಟೇ ರೀ. ಇದರ ಅರ್ಥ ಏನು ಅಂದರೆ, ಸ್ವಂತ ಮನೆಯಿಲ್ಲ ದುಃಖ ಪಡಬೇಡಿ, ಹಾವು ಸ್ವಂತ ಮನೆ ಇಲ್ಲದೂ ಸುಖವಾಗಿ ವಾಸ ಮಾಡುತ್ತಲ್ಲ, ನಿಶ್ಚಿಂತೆಯಾಗಿರಿ ಅಂತ ಒಂದು ಅರ್ಥ. ಸ್ವಂತ ಮನೆ ಇದ್ದವ್ರು ಏನು ಮಾಡಬೇಕು ಅಂದರೆ, ಸ್ವಂತ ಮನೆ ಸ್ವಂತ ಮನೆ ಅಂತ ತಿಳ್ಕೊಬೇಡಿ, ದೇವ್ರ ಮನೆ ಅಂತ ತಿಳ್ಕೊಂಡು ನಿಶ್ಚಿಂತರಾಗಿರ್ತೀರಿ ಅಂತ ಅರ್ಥ. ಸ್ವಂತ ಅಂತ ತಿಳ್ಕೊಂಡ್ರೆ ಅಭಿಮಾನ ಶುರುವಾಗುತ್ತೆ, ದೇವ್ರದ್ದು ಅಂತ ತಿಳ್ಕೊಂಡ್ರೆ ನಿಶ್ಚಿಂತೆಯಾಗಿರುತ್ತೆ ಅಷ್ಟೇ. ಆ ಕಥೆಯ ಸಾರಾಂಶ ಇದು. ಇನ್ನು ಮುಂದೆ ಹೇಳ್ತಾರೆ, ಜೀವನದಲ್ಲಿ ತುಂಬ ತುಂಬ ಇಂಥ ವಿಷಯ ಕಲ್ತಿದ್ದೇನೆ. ಮುಖ್ಯವಾಗಿ ಊರ್ಣನಾಭಿ ಅಂತ ಜೇಡರ ಹುಳ, ಜೇಡರ ಹುಳ ಏನು ಮಾಡುತ್ತೆ ಗೊತ್ತಾ, ತನ್ನ ಹೊಟ್ಟೆಯಿಂದಲೇ ಬಾಯಿಂದ ಜೊಲ್ ತೆಗೆಯುತ್ತೆ, ಬಲೆ ಕಟ್ಟುತ್ತೆ, ಆಮೇಲೆ ಅದನ್ನು ತಿಂದು ಹಾಕಿಬಿಡುತ್ತೆ. ಅದು ಬಲೆ ಇಲ್ಲದ ಹೊರಗಡೆ ಕಟ್ಟೋದಿಲ್ಲ, ತಂದೆ ದೇಹದಿಂದಲೇ ಹೊರಗೆ ತೆಗೆಯುತ್ತೆ. ನಾನು ದೇವ್ರ ಮಹಿಮೆ ಅರ್ಥ ಮಾಡಿಕೊಂಡೆ ಅಂತ ಹೇಳಿದ್ರು. ದೇವ್ರ ಜಗ ಸೃಷ್ಟಿ ಮಾಡ್ತಾನೆ ಅಂತ ಹೇಳ್ತಾರಲ್ಲ, ಹೇಗೆ ಸೃಷ್ಟಿ ಮಾಡ್ತಾನೆ ಅಂತ ಕೇಳಿದರೆ, ದೇವರು ಹೊಟ್ಟೆಯಲ್ಲಿ ಏನಿಟ್ಕೊಂಡಿರ್ತಾನೆ, ಆಸೀದುದಾರ ಗುಣವಾರಿದಿ ರಪ್ರಮೇಯ ನಾರಾಯಣ ಪರತಮಃ ಪರಮಾತ್ಸ ಏಕ ಸಂಶಾಂತ ಸಂವಿದಖಿಲಂ ಜಠರೇ ನಿಧಾಯ ಲಕ್ಷ್ಮೀಭುಜಾಂತರಗತಃ ಸ್ವರತೋಪಿ ಚಾಕ್ರೆ. ಹೊಟ್ಟೆಯಲ್ಲಿ ಜಗತ್ತಿಟ್ಕೊಂಡಿರ್ತಾನಂತೆ, ಸೃಷ್ಟಿಕಾಲ ಹೊರಗಾಗ್ತಾರೆ ಮತ್ತೆ ನುಂಗಿಬಿಡ್ತಾನೆ. ನಾನು ಕಥೆ ಕೇಳಿದ್ದೆ, ತತ್ವ ಕೇಳಿದ್ದೆ, ಯಾವಾಗ ಅರ್ಥ ಆಯಿತು ಅಂದರೆ ಜೇಡು ಹುಳ ನೋಡಿದಾಗ ಅರ್ಥ ಆಯಿತು ಅಂತ ಹೇಳ್ತಾರೆ. ದೇವರು ತನ್ನ ಹೊಟ್ಟೆಯೊಳಗಿರ ಜಗತ್ತನ್ನು ಹೊರಗಾಕಿ ಸೃಷ್ಟಿ ಮಾಡಿ ಆಮೇಲೆ ಅದನ್ನು ಹೇಗೆ ನುಂಗಿಬಿಡ್ತಾನೋ ಹಾಗೆ ಜೇಡು ಹುಳು ಮಾಡೋದನ್ನು ನೋಡಿದೆ ನಾನು, ನನಗೆ ಅರ್ಥ ಆಯಿತು ದೊಡ್ಡ ಪ್ರಮೇಯ ಅಂತ ಹೇಳ್ತಾರೆ. ದೇವರ ಮಹಿಮೆ ತಿಳ್ಕೊಳ್ಳೋದಕ್ಕೆ ಇವೆಲ್ಲ ಮುಖ್ಯ ನಮಗೆ. ಅದಕ್ಕೆ ದೇವರು ಜಗತ್ತನ್ನು ಸರಿಯಾಗಿ ನೋಡ್ತಾ ಹೋದಷ್ಟು ಕೂಡ ಏನು ಅರ್ಥ ಆಗುತ್ತೆ ನಮಗೆ, ದೇವ್ರ ಮಹಿಮೆ ಗೊತ್ತಾಗುತ್ತೆ. ವೇಷಸ್ಕರ ಅಂತ ಒಂದಿರುತ್ತೆ, ಒಂದು ಹುಳು, ಒಂದು ಇನ್ನೊಂದು ಹುಳು ಬಂದು ಹಿಡಿಯುತ್ತೆ, ಅದನ್ನು ಹಿಡಿದ್ಬಿಟ್ಟು ಒಂದು ಗೂಡಲ್ಲಿ ಇಟ್ಟುಬಿಡುತ್ತೆ, ಅದು ಆಹಾರ ಕೊಟ್ಟು ಕೊಟ್ಟು ಕಾಪಾಡುತ್ತೆ. ಕೊನೆ ಭಾರಿ ಸಿಟ್ಟ ಸಿಕ್ಕ ಹುಳುಗೆ, ಯೋನ ಸಿಕ್ಕಾಕಿಬಿಟ್ಟಲ್ಲ ದುಃಖ ದುಃಖ ಪಡ್ತಿರುತ್ತೆ. ಸ್ವಲ್ಪ ದಿವಸ ಆದಮೇಲೆ ಏನು ಮಾಡುತ್ತೆ, ಅದು ರೆಗ್ಯುಲರ್ ಟೈಮ್ನಲ್ಲಿ ಫುಡ್ ಕೆಟ್ಕೊಳ್ಳೋದು ನೋಡಿಬಿಟ್ಟು ನಿಜವಾಗಲೂ ದ್ವೇಷ ಹೋಗಿಬಿಡುತ್ತಂತೆ, ಪ್ರೀತಿ ಶುರುವಾಗುತ್ತಂತೆ, ಅದನ್ನೇ ಧ್ಯಾನ ಮಾಡ್ತಾ ಕೂಡುತ್ತಂತೆ. ಯಾವಾಗ ಆಹಾರ ಕೊಡುತ್ತೋ ಕೊಡುತ್ತೋ ಅಂತೇಳಿ. ಮುಂದೇನಾಗುತ್ತೆ ಅಂತ ಗೊತ್ತಾ? ಅದು ಕೂಡ ಆ ಚಿಟ್ಟಿಯಾಗಿ ಹಾರಿಬಿಡತ್ತಂತೆ. ಆಮೇಲೆ ಒಂದು ವಸ್ತು ಏನಾಯ್ತು, ಫಸ್ಟ್ ಅದು ಹುಳು, ಆಮೇಲೆ ಏನಾಯ್ತು, ರೆಕ್ಕೆ ಬಂದು ಹಾರಿಬಿಡುತ್ತೆ. ಯಾತಕ್ಕೆ ರೆಕ್ಕೆ ಬಂದು ಹಾರಿತು ಅಂದರೆ, ಆಹಾರ ಕೊಡೋ ಹುಳನ್ನು ಧ್ಯಾನ ಮಾಡಿ 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 ಏನಾಯ್ತದೋ ಅದರಂತೆ ಆಗಿಬಿಡುತ್ತೆ. ಅದೇ ರೀತಿ ದೇವರನ್ನು ಏನು ಮಾಡಬೇಕು, ನಾವು ಧ್ಯಾನ ಮಾಡ್ತಾ ಮಾಡ್ತಾ ಇದ್ದು ಏನಾಗ್ತೀವಿ ಗೊತ್ತಾ, ನಾವು ಕೂಡ ಏನಾಗ್ತೇವೆ, ದೇವರಾಗಿಬಿಡ್ತೇವಲ್ಲ, ಮುಕ್ತರಾಗಿಬಿಡ್ತೇವೆ ಅಂತ ಅರ್ಥ. ಉಳಿದವರೇ ದೇವರಾಗಿಬಿಡ್ತೇವೆ ಅಂತ. ದೇವರನ್ನು ಧ್ಯಾನ ಮಾಡಿ ಮಾಡಿ ಏನಾಗಿಬಿಡ್ತಾರೆ ಎಲ್ಲರೂ ಕೂಡ, ಎಲ್ಲರೂ ದೇವರಾಗಿಬಿಡ್ತಾರೆ. ದೆವ್ವ ಆಗದಿದ್ರೆ ಪುಣ್ಯ, ದೇವರೇನಾಗ್ತಾರೆ ಸಾಧ್ಯ ಇಲ್ಲ. ಅದೇ ಆಚಾರ್ಯರು ಎಕ್ಸ್ಪ್ಲೇನ್ ಮಾಡ್ತಾರೆ. ಅದನ್ನು ನೀವು ಆಹಾರ ಕೊಡ್ತಕ್ಕಂಥ ಕೀಟದ ರೂಪ ಇದಕ್ಕೆ ಬರುತ್ತೆ ಅಂತ ಸ್ಪಷ್ಟ ಅರ್ಥ ಮಾಡಿಕೊಂಡಿದ್ದಿರೋದಲ್ಲೋ, ಇದು ಅದ್ವೈತಕ್ಕೆ ಹೆಲ್ಪ್ ಆಗೋದಲ್ಲ. ಯಾತಕ್ಕೆ ಇದು ಕೀಟ ಹಾರಿತು ಹೌದು, ಆದ್ರೆ ಏನಾಯ್ತದು, ಆಹಾರ ಕೊಟ್ಟೆ ವಸ್ತುವೇ ಆಗಲಿಲ್ಲ, ಅದು ಸಿಮಿಲರ್ ಆಯ್ತು ಹೊರತು ಸೇಮ್ ಆಗಲಿಲ್ಲ. ಗೊತ್ತಾಯ್ತಾ? ಸಿಮಿಲರ್ ಆಯ್ತು ಸೇಮ್ ಆಗಲಿಲ್ಲ. ಅದಕ್ಕೇನಂತ ಕರೀತಾರೆ, ಸಾರೂಪ್ಯ ಮುಕ್ತಿ ಬರುತ್ತೆ ಹೊರತು ದೇವರೇ ಆಗೋದಿಲ್ಲ. ಆ ಎಕ್ಸಾಂಪಲ್ನಲ್ಲಿ ಏನಿದೆ, ಒಳ್ಳೆ ಥಿಯರಿ ಕೂಡ ಇದೆ. ನಾವು ಯಾರನ್ನು ಧ್ಯಾನ ಮಾಡ್ತೇವೋ ಅವರೇ ಆಗೋದಿಲ್ಲ, ಅವರಂತೆ ಆಗ್ತೇವೆ. ಆದ್ದರಿಂದ ಯಾವಾಗಲೂ ಏನು ಮಾಡಬೇಕು, ದೇವರನ್ನು ಧ್ಯಾನ ಮಾಡ್ತಾ ಹೋದರೆ ನಮಗೆ ಮುಕ್ತಿ ಸಿಕ್ಕೇ ಸಿಗುತ್ತೆ ಎಂಬುದು ದೃಷ್ಟಾಂತ ಅಂತ ಅರ್ಥ ಮಾಡಿಕೊಂಡೆ. ಈ ರೀತಿ ಹೇಳ್ತಾ ಇಷ್ಟು 24 ಆಯಿತು, ಸರಿಯಾಗಿ ಎಣಿಸ್ಕೊಂಡಿದ್ರೆ ಈಗ 24 ಗುರುಗಳ ಕಥೆನೂ ಫಾಸ್ಟಾಗಿದೆ. ಇದು ಅರ್ಥ ಮಾಡಿಕೊಂಡೆ, ಇನ್ನೊಂದು ಅರ್ಥ ಮಾಡಿಕೊಂಡೆ ಅಂತ ಹೇಳ್ತಾ. ಗುರುಗಳಿಂದ ಜ್ಞಾನ ಬರಬೇಕಾದ್ರೆ ಎಷ್ಟು ಜನ ಇದ್ದಾರೆ ಈಗ? 24 ಜನ ಇದ್ದಾರೆ. ವೆರಿ ಇಂಪಾರ್ಟೆಂಟ್ ಇದು. ಅಲ್ಲ, ಒಬ್ಬ ಗುರುವಿಂದ ಜ್ಞಾನ ಬರ್ತಿದ್ದಿಲ್ವಾ ಅಂದರೆ ಬರೋದಿಲ್ಲ, ತುಂಬ ಜನ ಗುರು ಇರಬೇಕಂತ. ಗುರುಗಳು ತುಂಬ ಜನ ಇರಬೇಕು, ದೇವರು ಒಬ್ಬನೇ ಇರಬೇಕು. ದೇವರು ಭಾಳ ಆಗಿ ಗುರು ಒಬ್ಬನೇ ಆಗಬಾರ್ದು ಅಷ್ಟೇ. ಅರ್ಥ ಆಯ್ತಾ? ದೇವರು ಭಾರಿ ಆಗಿಬಿಟ್ಟು ಗುರು ಒಬ್ಬನೇ ಆಗಿಬಿಟ್ರೆ ಡೇಂಜರ್. ಗುರುಗಳು ಭಾಳ ಜನ ಇರೋ ತಪ್ಪಲ್ಲ, ಆದರೆ ದೇವರು ಮಾತ್ರ ಒಬ್ಬನೇ ಆಗಿರಬೇಕು. ಅದಕ್ಕೆ ನಾವೇನಂತ ಹೇಳ್ತೇವೆ ಗೊತ್ತಾ? ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ. ಗುರುಭ್ಯೋ ನಮಃ ಅಂಬೋದು ಏನು ಗೊತ್ತೆ, ಅಂದ್ರೆ ಪ್ಲೂರಲ್. ಗುರುಗಳಿಗೆ ನಮಸ್ಕಾರ, ದೇವರು ದೊಡ್ಡವರು, ದೇವರು ಸಿಂಗಲರು, ಗುರುಗಳು ಬಹುವಚನ. ಇವತ್ತು ಎಂ ಎ ಕೆಮಿಸ್ಟ್ರಿ ಮಾಡಿದ್ದಾನೆ, ಎಂ ಎಸ್ ಸಿ ಕೆಮಿಸ್ಟ್ರಿ ಮಾಡಿದ್ದಾನೆ. ಎಷ್ಟು ಜನ ತೋರಿಸಿದ ಪ್ರೈಮರಿ ಸ್ಕೂಲಿಂದ ಅವನೀಗ ಪ್ರೈಮರಿ ಸ್ಕೂಲು. ಇವಂತೂ ಪ್ರೈಮರಿ ಕೆ ಜಿಯಿಂದ ಶುರು ಮಾಡಿಬಿಟ್ರೆ, ಕೆ ಜಿ ಮೇಸ್ಟ್ರುಗಳು, ಪ್ಲೇ ಹೋಮ್ ಮೇಸ್ಟ್ರುಗಳು, ಪ್ರೈಮರಿ ಮೇಸ್ಟ್ರುಗಳು, ಮಿಡ್ಲ್ ಸ್ಕೂಲ್ ಮೇಸ್ಟ್ರುಗಳು, ಹೈಸ್ಕೂಲು, ಆಮೇಲೆ ಪಿ ಯು ಸಿ ಕಾಲೇಜು, ಪಿ ಜಿ ಕ್ಲಾಸು, ಆಮೇಲೆ ಪಿ ಎಚ್ ಡಿ, ಇಷ್ಟು ಓದಿದ್ದಾನು. ಹೆಸರಾದ್ರೂ ಒಬ್ಬರದೇ ಹೇಳ್ತಾರೆ, ಪ್ರೊಫೆಸರ್ ಯಾರು ಒಬ್ಬರೇ ಹೇಳ್ತಾರೆ. ಬಟ್ ಎಷ್ಟು ಜನ ಇದ್ದಾರೆ ಹಿಂದೆ? ಅಷ್ಟೇ ಪ್ರೊಫೆಸರ್ ಎಲ್ಲರೂ ಪಾಠ ಮಾಡಿದ್ದಾನೆ. ಈಗ ಅದೇ ರೀತಿ ನಮ್ಮ ಜೀವನದಲ್ಲಿ ದೇವರನ್ನು ಕಾಣೋದು ಎಷ್ಟು ಜನ ಗುರುಗಳಾಗಿರ್ತಾರೆ, ತುಂಬ ಜನ ಗುರುಗಳಾಗಿರ್ತಾರೆ, ಆದರೆ ದೇವರು ಮಾತ್ರ ಒಬ್ಬನೇ ಹೊತ್ತಾನೆ. ಆ ರೀತಿ ಇರಬೇಕು. ಅದಕ್ಕೇನೆ ಗುರುಗಳು ತುಂಬ ಜನ ಇರಬೇಕು, ದೇವರು ಮಾತ್ರ ಒಬ್ಬನೇ ಇರಬೇಕು ಅಂತ ಅರ್ಥ ಮಾಡಿಕೊಂಡೆ. ಆಚಾರ್ಯರು ನೋಟ್ ಬರೀತಾರೆ, ತಾತ್ಪರ್ಯದಲ್ಲಿ ಹೇಳ್ತಾರೆ, ತುಂಬ ಜನ ಗುರುಗಳು ಇರಬೇಕು ಅಂಬೋದು ನಿಜ, ಆದರೆ ಒಬ್ಬರೇ ಗುರುಗಳಿದ್ದರೂ ಆಗುತ್ತೆ. ಆ ಗುರುಗಳು ಯಾರಾಗಿರಬೇಕು ಅಂದರೆ ವಾಯುದೇವರಾಗಿರ್ಬೇಕಾಗಿ. ವಾಯುದೇವರು ಒಬ್ಬರು ಸಿಕ್ಕರು ಎಲ್ಲ ಗುರುಗಳಿದ್ದಾಗ ಲೆಕ್ಕ. ಯಾರು ಸಿಕ್ಕರು ಕೂಡ ಏನಾಗಬೇಕು, ವಾಯುದೇವರು ಸಿಗೋವರೆಗೂ ಒಬ್ಬರು ಹೋಗ್ತಾನೆ ಇರಬೇಕು. ವಾಯುದೇವರು ಸಿಕ್ಕಮೇಲೆ ಮೋಕ್ಷ ಆಗೋದು, ಅಲ್ಲಿವರೆಗೂ ಮೋಕ್ಷ ಆಗೋದಿಲ್ಲ ಅಂತ ಹೇಳ್ತಾರೆ. ಇವಿಷ್ಟು ಕೂಡ 24 ಗುರುಗಳ ಕಥೆ ಇದು. ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಇದ್ರ ಕಂಡಿರೋದು ಏನು ಗೊತ್ತಾ, ನಮ್ಮ ಕಣ್ಣೆದುರಿಗೆ ಕಾಣತಕ್ಕಂಥ ಪದಾರ್ಥಗಳಿಂದ ಏನು ಕಲಿಬಹುದು ಅಂತ ಹೇಳ್ತಾ ಹೋಗ್ತಾರೆ. ನಮ್ಮ ಕಣ್ಣೆದುರಿಗೆ ಕಾಣತಕ್ಕಂಥ ಪದಾರ್ಥಗಳಿಂದ ಏನೇನು ಕಲಿಬಹುದು ಅಂತ ಹೇಳೋದು ನಿದರ್ಶನ ಇದು. ಇದು 24 ಗೊತ್ತಿದ್ದು ಬಿಟ್ಟರೆ ಎಷ್ಟೋ ಎಕ್ಸ್ಟೆಂಡ್ ಮಾಡ್ಕೊಬಿಡ್ಬೋದು ನಾವು. ಯಾವ ಥರ, ಉದಾಹರಣೆಗೆ ಆ ಇರುವೆಗಳು ಹೋಗ್ತಾ ಇರುತ್ತೆ, ಕ್ಯೂ ಹ್ಯಾಡ್ ಫಾರ್ಮ್ ಮಾಡಬೇಕು ಅಂದರೆ ಇರುವೆ ನೋಡಿ ಕರಿಬೇಕು. ಹೌದಾನೆ? ಈ ಕ್ಯೂ ನಿಲ್ಲಿಸಿ ಯಾರು ಕ್ಯೂ ನಿಲ್ಲ ಅಂತ ಇರುವೆ ಹೇಳೋದಿಲ್ಲ, ಅದರಂಥ ಕ್ಯೂ ಯಾರು ಮಾಡೋಕ್ಕಾಗೋದಿಲ್ಲ. ಹೌದಾನೆ? ಆ ಪರ್ಫೆಕ್ಟ್ ಕ್ಯೂ ನೋಡ್ಬೇಕಾದ್ರೆ ಎಲ್ಲಿ ನೋಡ್ಬೇಕು ನಾವು? ಅದನ್ನು ಇರುವೆಗಳಲ್ಲಿ ಕಾಣಬೇಕು, ಇರುವೆಗಳಿಂದ ಕರೆದ ಪಾಠ. ಅದೇ ರೀತಿ ಪಕ್ಷಿಗಳನ್ನು ನೋಡಿ, ಬೇರೆ ಯಾವ ಪದಾರ್ಥ ಬೇಕಾದರೂ ನೋಡಿ, ಏನು ಕಾಣುತ್ತೆ ನಿಮಗೆ? ಒಂದು ತತ್ವ ಇದ್ದೇ ಇರುತ್ತೆ. ತತ್ವ ಇಲ್ಲದಿರತಕ್ಕಂಥ ವಸ್ತು ಜಗತ್ತಲ್ಲಿ ಇಲ್ಲವೇ ಇಲ್ಲ. ಪ್ರತಿಯೊಂದು ಎಲ್ಲೆಲ್ಲಿ ನೋಡಿದ್ರು ಕೂಡ ಪರಮಾತ್ಮ ಏನು ಮಾಡಿರ್ತಾನಲ್ಲಿ, ತತ್ವ ಇಟ್ಟಿರ್ತಾನೆ. ಅರ್ಥ ಆಯ್ತಾ? ಆ ತತ್ವದ ಅರ್ಥ ಮಾಡ್ಕೊಳ್ಳೋದಕ್ಕೆ 24 ಗುರುಗಳ ಕೇಸ್ ಯಾವುದು ಅಂತ ಕೇಳಿದರೆ, 24 ಸ್ಟಾಪ್ ಮಾಡ್ದೇನೆ, ಕಂಡು ಕಂಡಿದ್ದಲ್ಲಿ ಏನಾಗಲು ಸಾಧ್ಯ ಇದೆ ನಮಗೆ? ಧ್ರುವನ ಕಥೆಯಲ್ಲಿ ತತ್ವ ಇದೆ, ಪ್ರಹ್ಲಾದನ ಕಥೆಯಲ್ಲಿ ತತ್ವ. ಎಷ್ಟು ಆಪತ್ತು ಬಂದರೂ ಪ್ರಹ್ಲಾದ ಏನು ಮಾಡ್ದ? ಜಗಲಿಲ್ಲ, ದೇವರನ್ನು ಬಿಡಲಿಲ್ಲ. ಕೊನೆ ದೇವರನ್ನು ಕಂಡೇ ಬಿಟ್ಟ, ಆದ್ದರಿಂದ ವಿಘ್ನಗಳು ಬಂತು ಅಂತ ಹೆದರಬಾರದು ಅಂತ ಹೇಳಿದ. ಅದು ಧ್ರುವನ ಕಥೆ ಇದೆ. ಧ್ರುವ ಎಂಥವನು? 5 ಹುಡುಗ. ಸೊ ದೇವರ ಸೇವೆ ಮಾಡೋಕ್ಕೆ ಏನು ಇಂಪಾರ್ಟೆಂಟ್ ಅಲ್ಲ, ಏಜ್ ಇಂಪಾರ್ಟೆಂಟ್ ಅಲ್ಲ. ಪುರಂದರದಾಸರು ಬರೀತಾರೆ, ವರುಷ ಕಾರಣವಲ್ಲ ಹರಿಭಜನೆಗೆ. ಧ್ರುವನ ಕಥೆ ಕೇಳಿದ ಮೇಲೆ ರಿಟೈರ್ ಆದಮೇಲೆ ದೇವ್ರ ಪೂಜೆ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ಗೆ ಹಾಕಿಬಿಡ್ಬೇಕು. ಯಾತಕ್ಕೆ? ಧ್ರುವ 5 ಹುಡುಗ ಆದ್ರಿಂದಾಗಿನೇ ಚಿಕ್ಕವರು ದೇವ್ರ ಧ್ಯಾನ ಮಾಡೋಕ್ಕೆ ಬರುತ್ತೆ ಅಂತ. ಶಬರಿ ಕಥೆ ಕೇಳಿದರು, ಓ ಹೆಂಗಸರು ದೇವ್ರು ಒಲಿತಾನೆ ಅಂತ ಅರ್ಥ ಆಯಿತು. ಹೌದಾನೆ? ಅದು ಬರೀ ಹೆಂಗಸಲ್ಲ, ಅವಳು ಯಾವ ಹೆಂಗಸವಳು? ಬೇಡ ಜಾತಿಯ ಹೆಂಗಸವಳು. ಆದರೂ ದೇವ್ರು ಒಲಿದ ಇಲ್ಲೋ? ಒಲಿದಿದ್ದಾನೆ. ಮತ್ತೆ ಇವರೆಲ್ಲ ಜಟಾಯು ಹದ್ದು, ಹದ್ಗೂ ಪರಮಾತ್ಮ ಸದ್ಗತಿ ಕೊಟ್ಟ ಅಂದಮೇಲೆ ಒಳ್ಳೆಯವರಾಗಿದ್ದರೆ ದೇವರು ಸದ್ಗತಿ ಕೊಟ್ಟೇ ಕೊಡ್ತಾನೆ, ನಿದರ್ಶನ ಸಿಗ್ತಾನೆ. ಇದು ಯೋಚನೆ ಮಾಡ್ತಾ ಹೊರಟ್ರೆ ಏನೇನು ಕಾಣ್ತೀರೋ ಅಲ್ಲೆಲ್ಲ ಏನು ಸಿಗುತ್ತೆ ನಮಗೆ? ತತ್ವ ಸಿಕ್ಕೇ ಸಿಗುತ್ತೆ. ಒಳ್ಳೆ ಪದಾರ್ಥ ನೋಡಿದಾಗ ಹೀಗಿರಬೇಕು ಅಂತ ತತ್ವ ಸಿಗುತ್ತೆ. ಕೆಟ್ಟ ಪದಾರ್ಥ ಕಂಡಾಗ ಹೀಗಿರಬಾರ್ದು ತತ್ವ ಸಿಗುತ್ತೆ. ಸೊ ಎರಡನ್ನೂ ಹೇಳಿಬಿಟ್ಟಿದ್ದಾರೆ, ಒಳ್ಳೆಯದು ಹೇಳಿದ್ದಾರೆ ಕೆಟ್ಟದ್ದು ಹೇಳಿದ್ದಾರೆ. ಅದು ಹೇಳಿದರು ಆ ಸಂಗ್ರಹ ಮಾಡಿ ಮಾಡಿ ಕೊನೆಗೆ ಒಂದು ಕಳ್ಕೊಬಿಟ್ಟ, ನಾ ಸಂಗ್ರಹ ಮಾಡಬಾರ್ದು ಅಂತ ಕಲ್ತ್ಕೊಂಡ್ವಿ. ಆ ಪತಂಗ ಹೋಗಿ ಹೋಗಿ ತಿಂದು ಪ್ರಾಣ ಕಳ್ಕೊಂಡ್ಬಿಡ್ತು, ದೀಪದ ಬಿದ್ದು ಆ ರೀತಿ ಇರಬಾರ್ದು. ಆ ಬಗು ಹೇಗಿದೆ, ನಿಶ್ಚಿಂತೆ ಆಗಿದೆ, ಹಾಗಿರಬೇಕು. ಹೇಗಿರಬೇಕು ಅಂತ ಹೇಳ್ತಾರೆ, ಹೇಗಿರಕೂಡ್ದು ಅಂತ ಹೇಳ್ತಾರೆ. ಇದನ್ನ ಅರ್ಥ ಮಾಡ್ಕೊತಾ ಹೊರಟ್ರೆ ಜೀವನದಲ್ಲಿ ನಾವು ಪುಸ್ತಕ ಓದಬೇಕಾದ್ರಷ್ಟೇ ಜ್ಞಾನ ಅಲ್ಲ, ಅರ್ಥ ಆಯ್ತಾ, ಪುಸ್ತಕ ಓದಬೇಕಾದ್ರಷ್ಟೇ ಜ್ಞಾನ ಅಲ್ಲ. ಯಾವಾಗ ನಾನು ಸಂಪಾದನೆ ಮಾಡ್ಬೋದು, ಮಲಗಿದಾಗ, ಎದ್ದಾಗ, ಕೂತಾಗ, ಯಾವುದಾದ್ರು ವಸ್ತು ಕಣ್ಣಿಗೆ ಕಾಣುತ್ತೆ ತಾನೆ, ಏನು ಪಾಠ ಕಲ್ತ್ಕೊಂಡ್ಬಿಟ್ರೆ ಆಯ್ತು. ಏನು ಪಾಠ ಅಂತ ಕಲ್ತ್ಕೊಂಡ್ರೆ ಒಳ್ಳೆ ರೀತಿಯಲ್ಲಿ ನಮಗೆ ಅರ್ಥ ಆಗುತ್ತೆ. ಅದಕ್ಕೆ ನಾಯಿಯಿಂದ ಕಲಿಯ ಪಾಠ ಹೇಳುತ್ತೆ. ನಾಯಿ ಏನು ಮಾಡುತ್ತೆ, ನಾಯಿ ಎಂದು ಕೂಡ ಯಾರೋ ಮಾಡಿಟ್ಟಿರ್ತಾರೆ, ತಕ್ಷಣ ಬಾಯಿ ಹಾಕ್ಬಿಡ್ತು, ಗೊತ್ತಾನೆ. ಕರಪ್ಷನ್ ಅಂದ್ರೆ ಅದೇನೆ, ಯಾರ್ದೋ ದುಡ್ಡಿ ಬಾಯಿ ಹಾಕೋದಕ್ಕೆ ಏನಂತ ಕರೀತಾರೆ, ನಾಯಿ ಬುದ್ಧಿ ಅಂತ ಕರೀತಾರೆ. ಈ ನಾಯಿ ಪಾಠ ಆಗಬಾರ್ದು ನಮ್ಮದು, ತಿಳ್ಕೊಟ್ರೆ ಮುಗಿದ್ರಿ. ನಾಯಿ ಕಥೆ ಆಗ್ಬೋದು, ಎನೇಕ ಯಾವನೆ ಆಗ್ಬೋದು, ನಾಯಿ ಆಗ್ಬೋದು, ಮೀನು ಆಗ್ಬೋದು, ಒಂದು ಸೊಳ್ಳೆ ಆಗ್ಬೋದು, ಬೇಕಾದ್ದಾಗ್ಬೋದು. ಸೊಳ್ಳೆಗೊಂದು ಪ್ರಿನ್ಸಿಪಲ್ ಇದೆ ಅಂತ ಏನು ಗೊತ್ತಾ, ನಿದ್ರೆ ಬಂದ ಕಚ್ಚೋದಿಲ್ಲಂತದ್ದು, ಗೊತ್ತಾಯ್ತಾ. ಅದಕ್ಕೆ ಬಂದು ಸಂಗೀತ ಹಾಡುತ್ತೆ, ಮೊದಲು ಎಬ್ಬಿಸಿಬಿಡುತ್ತೆ, ಆಮೇಲೆ ಕಚ್ಚುತ್ತಂತೆ, ಗೊತ್ತಾಯ್ತಾ. ಅದು ಹೇಳಿಯಲ್ಲ, ಒಳ್ಳೆ ಬೋಲ್ಡ್, ಅದು ಭಾರಿ ಬೋಲ್ಡ್ ಅದು. ಅದಕ್ಕೆ ನಾವೇನು ಮಾಡಬಾರ್ದು, ಕೈಲಾದವ್ರು ಅಟ್ಯಾಕ್ ಅನ್ನೋಯಿಂಗ್ಲಿ ಅಟ್ಯಾಕ್ ಮಾಡಬಾರ್ದು. ಯುದ್ಧಕ್ಕೆ ಹೋಗ್ಬೇಕಾದ್ರೆ ಓಪನ್ ಓಪನ್ ಫೈಟ್ ಕೊಡಬೇಕೆ ಹೊರತು ನಾವು ಮರೆಯಿಂದ ನಿಂತು ಯುದ್ಧ ಮಾಡೋಕ್ಕೆ ಹೋಗಬಾರ್ದು. ಸೊಳ್ಳೆ ಹೇಳ್ಕೊಡುತ್ತೆ ನಮಗೆ, ತಿಂಗಳಿಗೊಂದು ಪ್ರಿನ್ಸಿಪಲ್ ಇದೆ, ಹಸುಗಳಿಗೊಂದು ಪ್ರಿನ್ಸಿಪಲ್, ಕರುಗಳಿಗೆ ಹಸು ಎಷ್ಟು ಒಳ್ಳೆ ಪ್ರಾಣಿ ಗೊತ್ತಾ, ಸ್ವಂತ ಮಗು ಕರು ಅದಕ್ಕೆ ಹಾಲು ಕೊಡುತ್ತೆ, ಆದರೆ ಅದೊಂದಕ್ಕೆ ಹಾಲು ಕೊಡೋದಿಲ್ಲ, ಉಳಿದವರಿಗೆಲ್ಲ ತಲುಪಿಸುತ್ತೆ, ತನ್ನ ಮಗುನೂ ಬೆಳೆಸುತ್ತೆ, ಬೇರೆಯವ್ರಿಗೆ ಹಾಲು ಕೊಡುತ್ತೆ. ನಾವು ಹಾಗಲ್ಲ, ನಮ್ಮ ಮಕ್ಕಳು ಮಾತ್ರ ಬೆಳಿಬೇಕು ಅಂತ ಹೋಗ್ತೇವಲ್ಲ. ಸೊ ಹಸುಗಿಂತ ಹೋಪ್ಲೆಸ್ ಆಯ್ತು ನಮ್ಮ ಜೀವನ, ಹೋಗ್ತಾನೆ. ಉಳಿದವ್ರಿಗೆ ಚೂರು ಕೂಡ ಕೊಡೋದಿಲ್ಲ, ಮೊದಲು ಕೊಡುತ್ತೆ ಆಮೇಲೂ ಕೊಡುತ್ತೆ. ಸಾಮಾನ್ಯವಾಗಿ ಹಸುಗಳ ಪ್ರಿನ್ಸಿಪಲ್ಲೇ ಹಾಕಿ, ತಾನೂ ಬದುಕಬೇಕು, ಸಮಾಜನೂ ಬದುಕಬೇಕು, ಹೋಗ್ತಾನೆ. ತಾನೂ ಬದುಕು, ಸಮಾಜನೂ ಬದುಕಬೇಕು. ತಾನು ತನ್ನ ಕರು ಒಂದೇ ಬದುಕಬೇಕು ಅಂತಿದ್ದಿದ್ರೆ ಹಸು ತಾನೇ ಬದುಕ್ತಿದ್ದಿಲ್ಲ. ಯಾಕೆ, ಈ ಹಾಲು ಕೊಟ್ಟರು ಹಸು ಸಾಕೋದಿಲ್ಲ, ಇನ್ನು ಹಾಲೇ ಕೊಡಿದ್ರೆ ಗತಿ ಏನಾಗ್ತಿತ್ತು ಲೆಕ್ಕ ಹಾಕಿ. ಒಬ್ಬ ಮನುಷ್ಯ ಬದುಕಬೇಕಾದ್ರೆ ಇನ್ನೊಬ್ಬರಿಗೆ ಉಪಕಾರ ಮಾಡಿದಾಗ ಮಾತ್ರ ಅವನಿಗೆ ಬದುಕೋದಕ್ಕೆ ಸಾಧ್ಯ ಆಗುತ್ತೆ, ಸಾಧ್ಯ ಆಗೋದಿಲ್ಲ. ಇನ್ನು ಕಳ್ಳರು ಹೊಡ್ಕೊಂಡು ಹೋಗ್ತಿರ್ತಾರೆ, ಯಾರೋ ಒಬ್ಬ ಕಳ್ಳನ್ನು ನೋಡ್ತೇವೆ ನಾವೀಗ, ಹೊಡ್ಕೊಂಡು ಹೋಗ್ತಾ ಇರ್ತಾರೆ. ಸದ್ಯ ಕಳ್ಳತನ ಮಾಡಿ ನನಗೂ ಏಟು ಬೀಳುತ್ತೆ ಅಂತ ತಿಳ್ಕೊಂಡ್ರೆ ಆಯ್ತಲ್ಲ, ನನಗೂ ಹೊಡಿತಾರೆ ಕಳ್ಳತನ ಮಾಡಿದರೆ, ಸದ್ಯ ಇನ್ಮೇಲೆ ಕಳ್ಳತನ ಮಾಡಬಾರದು, ತಿಳ್ಕೊಂಡ್ರೆ ಮುಗೀತು. ಕೊಲೆ ಮಾಡಿದ್ರೆ ಹ್ಯಾಂಗ್ ಮಾಡ್ತಾರೆ, ಪೇಪರ್ ನ್ಯೂಸ್ ಹಾಕ್ತಾರೆ, ಓಹೋ ಕೊಲೆಗೆಲ್ಲ ಮಾಡಕ್ಕೆ ಸಿಟ್ಟು ಬಂತು, ಒಂದು ಕೊಂದಾಕ್ಬಿಟ್ಟು ಯಾರನ್ನಾದ್ರು ಕೊಂಡು ಆಚೆ ಪ್ರಾಣ ಕಳ್ಕೋಬೇಕಾಗುತ್ತೆ. ಎಲ್ಲ ಸುದ್ದಿಗಳೇ ಕಾಪಿ ಹೊಡಿತಿರ್ತಾರೆ, ನೋಡ್ತಾನೆ, ಗ್ಯಾಟ್ ಡಿಬಾರ್ ಮಾಡ್ತಾರೆ, ಕಾಪಿ ಹೊಡಿಬಾರ್ದು ಡಿಬಾರ್ ಆಗ್ತೇವೆ, ಎಲ್ಲ ತತ್ವಗಳಿರ್ತಾನೆ. ಇನ್ಫ್ಯಾಕ್ಟ್ ಕಾಪಿ ಹೊಡೆದವನ್ನ ಅನೌನ್ಸ್ ಮಾಡಿ ಯಾಕೆ ಡಿಬಾರ್ ಮಾಡ್ತಾರೆ ಗೊತ್ತಾ, ಉಳಿದವರು ಪಾಠ ಕಲೀಲಿ ಅಂತ ಹೇಳಿಬಿಟ್ಟು ಗುಟ್ಟು ಗುಟ್ಟ ಪನಿಷ್ಮೆಂಟ್ ಕೊಡೋದಿಲ್ಲ. ಹಿಂದೆಲ್ಲ ತಪ್ಪು ಮಾಡಿದವ್ರನ್ನ ಬೀದಿಯಲ್ಲಿ ನಿಲ್ಲಿಸಿ ಹೊಡಿತಿದ್ರು, ಬೀದಿಯಲ್ಲಿ ನಿಲ್ಲಿಸಿ ಮಾಡ್ತಿದ್ರು. ಯಾತಕ್ಕೆ, ಉಳಿದವರಿಗೆಲ್ಲ ಪಾಠ ಆಗಬೇಕಾದ್ರಿಂದ. ಗುಟ್ಟ ಶಿಕ್ಷೆ ಕೊಟ್ಟರೆ ಏನಾಗೋದು, ಏನಾದ್ರೂ ಗೊತ್ತಾಗ್ತಿದೆ ಜನಗಳಿಗೆ. ಇವತ್ತು ಒಬ್ಬನ ಗಲಾಟೆ ಮಾಡೋದು ಗೆಟ್ ಔಟ್ ಅಂದ್ಬಿಡ್ತಾರೆ ಕ್ಲಾಸಿಂದ. ಉಳಿದು ಕೂತವ್ರು ಏನಾಗುತ್ತೆ, ಈಗ ಗಲಾಟೆ ಮಾಡಿದ ಮುಂದೆ ಗೆಟ್ ಔಟ್ ಅಂತಾರೆ, ಹೋಗ್ತಾನೆ. ಇದಕ್ಕೆ ಪಾಠ ಅನ್ಸುತ್ತೆ, ಮೇಷ್ಟು ಪಾಠ ಮಾಡೋದಷ್ಟೇ ಪಾಠ ಅಲ್ಲ, ಗಲಾಟೆ ಮಾಡಿ ಗೆಟ್ ಔಟ್ ಅಂಬುದು ಒಂದು ಪಾಠನೇ. ಈ ರೀತಿ ಯೋಚನೆ ಮಾಡ್ತಾ ಹೊರಟ್ರೆ ಪ್ರತಿ ಕ್ಷಣದಲ್ಲಿ ಏನಾಗುತ್ತೆ ನಮಗೆ, ಈ ಕರೆಂಟ್ ಇದೆ, ಕರೆಂಟಿಂದ ಉಪಯೋಗ ಮಾಡ್ಕೋತೇವೆ, ಮುಟ್ಟೋದಿಲ್ಲ ಅದನ್ನು. ನಮ್ಮ ಕರೆಂಟ್ ಒಂದು ಕೈ ಇಟ್ಟರೆ ಗತಿ ಏನಾಗುತ್ತೆ ಅದಕ್ಕೆ, ನಮ್ಮನೆ ಕರೆಂಟ್ ತಾನೆ. ಆಫ್ಟರ್ ಆಲ್ ಹೇಗೂ ಫೀಸ್ ಕೊಟ್ಟಿದ್ದೇನೆ, ಲೈಟ್ ಬಿಲ್ ಕೊಟ್ಟು ಬಿಟ್ಟು ಬಿಡಿ ಏನಾಗುತ್ತೆ, ಹೊಡೆದೇ ಬಿಡುತ್ತೆ, ನಮ್ಮದಕ್ಕೆ ಮುಂದೆ ಲೆಕ್ಕ ಇಲ್ಲದು. ಅದಕ್ಕೇನೆ ಜ್ಞಾನಿಗಳಿಗೆ ಸಖಿಯರು ಪರಿಕೆಯರು ಅಂತಿಲ್ಲ, ದೇವರಿಗೆ ಹಾಗೇನೆ, ಸಮಾನ ದೇವರಿಗೆ ಹೆಸರು. ತಪ್ಪು ಮಾಡಿದರೆ ಯಾರನ್ನು ಹೊಡಿತಾನೆ, ಒಳ್ಳೇದು ಮಾಡಿದರೆ ಯಾರನ್ನು ಉದ್ಧಾರ ಮಾಡ್ತಾನೆ, ದೇವರಿಗೆ ಸಮಾಹ ಅಂತ ಕರೀತಾರೆ. ಎಲೆಕ್ಟ್ರಿಸಿಟಿ ಹೇಗೆ ಸಮಾನೋ ಆ ರೀತಿಯಲ್ಲಿ. ಇನ್ನೊಂದು ವಾದಿರಾಜ ಸ್ವಾಮಿ ಬರೀತಾರೆ, ನಾವೆಲ್ಲ ಪ್ರಶ್ನೆ ಕೇಳ್ತೇವೆ, ಅಲ್ಲ ಸ್ವಾಮಿ ಒಳ್ಳೆಯವರಿಗೆ ಕಷ್ಟ ಕೊಡ್ತಾನಲ್ಲ ದೇವರು, ಯಾತಕ್ಕೆ ನಮ್ಮ ಪ್ರಶ್ನೆ ಇದು. ಅಲ್ಲೊಂದು ಪ್ರಾಬ್ಲಮ್ ಇದೆ, ಒಳ್ಳೆಯವರನ್ನು ಅಶಿವ್ ಮಾಡ್ಕೊಂಡ್ಬಿಟ್ಟಿದ್ದೇವೆ ಮೊದಲೇದಾಗಿ, ಅದು ಪ್ರಾಬ್ಲಮ್ ಹೋಗ್ತಾರೆ. ಒಳ್ಳೆಯವರಿಗೆ ಕಷ್ಟ ಕೊಡ್ತಾನೆ, ಭಾರಿ ಒಳ್ಳೆಯವನು, ಅದಕ್ಕೆ ಹೇಳ್ತಾರೆ ಮೊದಲೇದಾಗಿ ಒಳ್ಳೆಯವರು ಅಂತ ಪ್ರೂವ್ ಆಗಿಲ್ಲ ಇನ್ನೂ ಕೂಡ, ಇನ್ನು ಕಷ್ಟ ಬರ್ತಾನೆ ಅಂದರೆ ವಾದಿರಾಸ ಒಳ್ಳೆ ಮಾತು ಬರೀತಾರೆ. ಹೌದಯ್ಯ, ಮುಳ್ಳಿನ ಬೇಲೆ ಹಾಕೋದು ಯಾರಿಗೆ ಗೊತ್ತಾ, ಮುಳ್ಳಿನ ಬೇಲೆ ಹಾಕೋದು ಯಾರಿಗೆ ಗೊತ್ತಾ, ಫಲವೆಯ ನೇವಹಿ ಫಲವಾರೇವಹಿ ತರುಹು ಕಂಟಕೈ ಉಪರಧ್ಯತೆ. ಹಣ್ಣಿನ ಗಿಡಕ್ಕೆ ಬೇಲಿ ಹಾಕ್ತಾರೆ ಹೊರತು ಮುಳ್ಳಿನ ಗಿಡಕ್ಕೆ ಬೇಲಿ ಹಾಕೋದ್ರೆ ಗೊತ್ತಾ ಅಂತ ಹೇಳ್ತಾರೆ. ಎಷ್ಟು ಒಳ್ಳೆ ಮಾತು, ಬೇಲಿ ಹಾಕಿ ಪಟಕ್ ಪಡೋದು ಯಾರನ್ನ, ಹಣ್ಣಿನ ಗಿಡ ಮುಳ್ಳಿನ ಗಿಡಕ್ಕೆ ಯಾರು ಬೇಲಿ ಹಾಕೋದಿಲ್ಲ, ಯಾರು ಹೋಗೋದಿಲ್ಲ ಬಟ್ಟಲಿಗೆ, ಅರ್ಥ ಆಯ್ತಾ. ಹಣ್ಣಿನ ಗಿಡಕ್ಕೆ ಹೇಗೆ ಬೇಲಿ ಹಾಕ್ತಾರೋ ಗುಣವಂತರನ್ನೇ ಕಾಡ್ತಾರೆ ಯಾವಾಗಲೂ ಕೂಡ. ಇವತ್ತು ಹಣವಂತನಿಗೆ ಕಳ್ತನ ಮಾಡಕ್ಕೆ ಹೋಗ್ತಾರೆ ಹೊರತು ಬಡವಣೆ ಕಳ್ತನ ಮಾಡಕ್ಕೆ ಹೋಗೋದಿಲ್ಲ. ಆದ್ದರಿಂದ ನಮಗೆ ಯಾಕೆ ದುಃಖ ಕೊಡ್ತಾನೆ ಅಲ್ಲ, ನಮಗೆ ದುಃಖ ಕೊಟ್ಟು ಪರಮಾತ್ಮನ ಉದ್ಧಾರ ಮಾಡೋಕ್ಕೆ ಏನು ಮಾಡ್ತಾನೆ, ಬುದ್ಧಿವಂತರಿಗೆ ಡಿಫಿಕಲ್ಟ್ ಪ್ರಾಬ್ಲಮ್ ಕೊಡ್ತಾರೆ ಯಾವಾಗ. ಯಾವ ಸ್ಕೂಲು ಕಾಲೇಜುಗಳಲ್ಲಿ ಬುದ್ಧಿವಂತ ಹುಡುಗನ ಏನು ಮಾಡ್ತಾರೆ ಗೊತ್ತಾ, ಡಿಫಿಕಲ್ಟ್ ಪ್ರಾಬ್ಲಮ್ ಡಾಕ್ಟರ್ನಿಗೆ ಸಿಂಪಲ್ ಪ್ರಾಬ್ಲಮ್ ಕೇಳ್ತಾರೆ, ಅಷ್ಟರಲ್ಲೂ ಫೇಲ್ ಆಗ್ತಾರೆ ಪಾಪವನು, ಇಂಥ ಇನ್ನೂ ಏನು ಸಿಂಪಲ್ ಕೇಳಬೇಕಾ ಯಾ ಪಾಪ ಅಂತ. ಇವನು ಡಿಫಿಕಲ್ಟ್ ಕೇಳ್ತಾರೆ, ಅದಕ್ಕೆ ಬುದ್ಧಿವಂತ ಅದಕ್ಕೆ ಕೇಳ್ತೇವೆ ಅಂತ ಹೇಳ್ತಾರೆ. ಅದು ನಾವು ಒಳ್ಳೆಯವರಾಗಿದ್ದಕ್ಕೆ ಏನು ಅಶಿವ್ ಮಾಡ್ಕೋಬೇಕೀಗ, ಎಂಥ ಪ್ರಾಬ್ಲಮ್ ಬಂದರೂ ಕೂಡ ನಾವು ಸಾಲ್ವ್ ಮಾಡ್ತೇವೆ ಅಂತ ಹೇಳಬೇಕೆ ಹೊರತು ಇವರು ಕಷ್ಟ ಕೊಡ್ತಾರೆ ಡೆಸ್ಪರೇಟ್ ಆಗಬಾರ್ದು. ಪಾಸಿಟಿವ್ ಸೈಡ್ ನೋಡಬೇಕು, ಕಷ್ಟ ಕೊಡೋದು, ಡಿಫಿಕಲ್ಟಿ ಕೊಡೋದೆಲ್ಲ ಚಾಲೆಂಜಿಂಗ್ ಆಟಿಟ್ಯೂಡ್ ಇದ್ದವ್ರಿಗೆ ಮಾತ್ರ ಹೊರತು ಬೇರೆಯವ್ರಿಗೆ ಅಲ್ಲ. ಆದ್ದರಿಂದ ದೇವರು ನಮಗೆ ಕೊಡ್ತಾರೆ ಅಂದರೆ ಏನರ್ಥ? ಬೇಗ ಸಾಧನೆ ಮಾಡಿಸ್ತಾನೆ ಅಂತ ಅರ್ಥ. ಕುಂತಿಯಿಂದ ಒಂದು ಪಾಠ ಕಲಿಬೇಕು ನಾವು. ಕುಂತಿ ಏನಂತ ಹೇಳ್ತಾಳೆ ಗೊತ್ತಾ? ಕೃಷ್ಣ ನನಗೆ ಯಾವಾಗಲೂ ವಿಪತ್ತನ್ನೇ ಕೊಡ್ತಿರು, ಸಂಪತ್ತು ಕೊಡಬೇಡ ಅಂತ ಕೇಳ್ತಾನೆ. ವಿಪತಃ ಸಂತೋನಶಾಶ್ವತ. ನಮಗೆ ಆಶ್ಚರ್ಯ, ನಾವೇನು ಮಾಡ್ತೀವಿ? ಉಲ್ಟಾ ಪಲ್ಟಾ, ಬರೀ ಸಂಪತ್ತೆ ಕೊಡು, ವಿಪತ್ತು ಮಾತ್ರ ಕೊಡಲೇಬೇಡ ಅಂತ ಹೇಳ್ಬಿಡುತ್ತೆ. ಕುಂತಿ ಯಾತಕ್ಕೆ ಕೇಳಿದ್ಲ ಗೊತ್ತಾ? ಪರಮಾತ್ಮ ಸಂಪತ್ತು ಕೊಟ್ಟರೆ ಮರ್ತು ಬಿಡ್ತೇವೆ ನಾವು ನಿನ್ನನ್ನು, ವಿಪತ್ತು ಕೊಟ್ಟರೆ ಜ್ಞಾಪಕ ಮಾಡ್ಕೋತೇವೆ. ಮೇಸ್ಟ್ ಜ್ಞಾಪಕ ಆಗಲಿ, ಅವ್ರು ಡಿಫಿಕಲ್ಟ್ ಪ್ರಾಬ್ಲಮ್ ಬಂದರೆ ಸಾರ್ ಅಂತ ಹೋಗ್ತಾನೆ, ಸಿಂಪಲ್ ಪ್ರಾಬ್ಲಮ್ ಇದ್ರೆ ಹೋಗೋದಿಲ್ಲ. ಅದಕ್ಕೆ ದೇವರ ಹತ್ರ ಹೋಗೋದು ಯಾವಾಗ ಸಂಕಟ ಬಂದ ವೆಂಕಟ ಮಾಡೋಣ ನಾವು. ಅದಕ್ಕೆ ದೇವರೇ ಆಪತ್ತು ಕೊಡ್ತಾ ಇದ್ರೆ ನಿನ್ನ ಜ್ಞಾಪಕ ಮಾಡ್ಕೋತೇವೆ, ಆಪತ್ತು ಕೊಡಿದ್ರೆ ಮರ್ತು ಬಿಡ್ತೇವೆ ನಾವು. ಅದಕ್ಕೇನು ಕೊಡಬೇಕು ನೀನು ಯಾವಾಗಲೂ ಕೂಡ? ಆಪತ್ತನ್ನೇ ಕೊಡು ಅಂತ. ಕನಕದಾಸರು ಅದನ್ನೇ ಬರೀತಾರೆ, ಮರೆದೇನು ಅಭ್ಯುದಯದಲ್ಲಿ ನಾ ಮರೆಯ ನಿನ್ನನ್ನು ಆಪತ್ತಿನಲ್ಲಿ ಅಂತ ಹೇಳ್ತಾರೆ. ಮನ ಅಭ್ಯುದಯ ಬಂದ ಮರ್ತು ಬಿಡ್ತೇವೆ, ಆಪತ್ತು ಬಂದ ಜ್ಞಾಪಕ ಮಾಡ್ಕೋತೇವೆ. ಅದಕ್ಕೆ ಆಪತ್ತನ್ನು ದೇವರು ಕೊಟ್ಟಾಗಲ್ಲ ಏನು ತಿಳ್ಕೋಬೇಕು ನಾವು? ಒಳ್ಳೆ ಸಾಧನೆ ಮಾಡ್ತಾನೆ ಅಂತ ಅರ್ಥ. ಇನ್ನೂ ಒಳ್ಳೆ ಪಾಯಿಂಟ್ ಇದೆ, ತುಂಬ ದುಃಖ ಕೊಡ್ತಾನೆ ಹೌದಲ್ಲ, ದೇವರು ನಮಗೆ ಖುಷಿ ಪಡಬೇಕಂತೆ. ಅದಕ್ಕೆ ಗೊತ್ತೇನು, ಯಾವುದೋ ಪಾಪ ಮಾಡಿದ್ದೇವೆ, ದೇವರು ಸ್ವಲ್ಪ ಕಷ್ಟ ಕೊಟ್ಟಿದ್ದಾರೆ ಅಷ್ಟೇ. ಈ ಕಷ್ಟ ಕೊಡದವ್ರು ಏನಾಗ್ತಿತ್ತು ಗೊತ್ತಾ? ನಮಗೆ ನರಕಕ್ಕೆ ಹೋಗ್ಬೇಕಾಗ್ತಿತ್ತು. ಅರ್ಥ ಆಯ್ತಾ? ಅನುಭವಿಸಿದ್ದಕ್ಕೆ ಏನಾಯ್ತು? ಈಗ ಕೂದೋಯ್ತಾನೆ, ಗೊತ್ತಾಯ್ತಾ? ಆ ಕಷ್ಟ ಅನುಭವಿಸಿಬಿಟ್ರೆ ನಮಗೆ ನರಕ ಇಲ್ಲ, ನಮಗೆ ಕಷ್ಟ ಬೇಡ ಅಂತ ತಿಳ್ಕೊಂಡು ಏನಾಗುತ್ತೆ? ಈಗ ಮುಂದೆ ನರಕ ಕಾದಿರುತ್ತವೆ. ಅದಕ್ಕೋಸ್ಕರ ಆದಷ್ಟು ಕಷ್ಟ ಅನುಭವಿಸಿದಷ್ಟು ಕೂಡ ನರಕದ ಪ್ರಾಬ್ಲಮ್ ಸಾಲ್ವ್ ಮಾಡೋ. ನಮಗೆ ನಾವು ಉಲ್ಟಾ ಪಲ್ಟಾ, ನಮಗೀಗ ಸುಖ ಅನುಭವಿಸ್ಬಿಡ್ತೇವೆ, ಸ್ವರ್ಗ ಕ್ಯಾನ್ಸಲ್ ಆಯಿತು, ನರಕ ಒಂದೇ ಉಳ್ಕೊಂಡಿದ್ದು ನಮಗೀಗ. ಅರ್ಥ ಆಯ್ತಾ? ಈಗ ಅದು ಸುಖ ಎಂಜಾಯ್, ಆದಷ್ಟು ಸುಖ ಕೊಡಬೇಡ ದೇವರೇ, ರಿಸರ್ವ್ ಮಾಡ್ಕೋಬೇಕಂತೆ. ಸುಖ ರಿಸರ್ವ್ ಮಾಡ್ಕೊಂಡ್ಬಿಡ್ಬೇಕು, ದುಃಖ ಕಳ್ಕೊಂಡ್ಬಿಡ್ಬೇಕು. ನಾವು ಪಾಪ ರಿಸರ್ವ್ ಮಾಡ್ಕೊಂಡು ಪುಣ್ಯ ಕಳ್ಕೊಂಡ್ಬಿಡ್ತೇವೆ, ಆದ್ದರಿಂದ ಕೊನೆಗೆ ಉಳಿಯೋದು ಬರೀ ನರಕ ಉಳ್ಕೊಂಡ್ಬಿಡುತ್ತೆ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಲೈಫ್ನಲ್ಲಿ ಪಾಸಿಟಿವ್ ಥಿಂಕಿಂಗ್ ಬರಬೇಕಾದ್ರೆ ಇವೆಲ್ಲ ನಮಗೆ ಬೇಕು. ಸರಿತಾ? ಸೊ ಇಷ್ಟು 24ನ್ನು ಅರ್ಥ ಮಾಡಿಕೊಂಡ್ರೆ ಇದು ಎಲ್ಲಿ ಬೇಕಾದ್ರೆ ಅಪ್ಲೈ ಮಾಡ್ಬೋದು. ವಿಲಾಸಕ್ಕೆ ಅಪ್ಲೈ ಮಾಡ್ಬೋದು, ಮ್ಯಾನೇಜ್ಮೆಂಟ್ಗೆ ಅಪ್ಲೈ ಮಾಡ್ಬೋದು. ತಿಳಿತಾ? ನಮ್ಮ ಬರೀ ನಿಶ್ಚಿತಕ್ಕೆ ಅಪ್ಲೈ ಮಾಡ್ಬೋದು, ಮಕ್ಕಳನ್ನ ಹೇಗೆ ಬೆಳೆಸೋಕ್ಕೆ ಅಪ್ಲೈ ಮಾಡ್ಬೋದು, ಹೇಗೆ ಪಾಠ ಹೇಳಬೇಕು ಅಪ್ಲೈ ಮಾಡ್ಬೋದು ನಾವು. ಆ ದೃಷ್ಟಿಯಿಂದ 24 ಕಥೆಗಳು ಅಂದರೆ ಸಾಮಾನ್ಯ ಅಲ್ಲ, ಇವು ವಿಚಿತ್ರವಾದದ್ದು. ಕೊನೆಗೆ ಒಂದು ಮಾತು ಹೇಳ್ತಾರೆ, ಅದು ಇದರಿಂದ ಪಾಠ ಬೇಡ, ನಮ್ಮ ದೇಹನೇ ಒಂದು ಪಾಠ ಅಂತ ಕರೀತಾರೆ. ನಮ್ಮ ದೇಹನೇ ಒಂದು ಪಾಠ. ಎಂಥ ಮ್ಯಾಜಿಕ್ ಮಾಡಿದ್ದಾನೆ ದೇವರು, ಕೈ ಎತ್ತಲಕ್ಕೆ ಬರುತ್ತೆ, ಕಾಲು ಎತ್ತಲಕ್ಕೆ ಬರುತ್ತೆ, ಓಡಾಡಕ್ಕೆ ಬರುತ್ತೆ, ಎಂಥ ದೇಹ ನಮಗೆ ಕೊಟ್ಟಿದ್ದಾನಲ್ಲ ದೇವರು. ನಮಗೀಗ ಅರ್ಥ ಆಗುತ್ತೆ, ದೇವರು ಸರ್ವತಂತ್ರ ಸ್ವತಂತ್ರ, ನಮ್ಮಂಥ ಜೀವರಿಗೆ ಇಂಥ ದೇಹ ಕೊಟ್ಟು ಏನು ಅಪೂರ್ವವಾದ ಸಿದ್ಧಾಂತ ತಿಳಿಸಿದ್ದಾನೆ ಅಂತ ದೇವರಿಗೆ ನಮಸ್ಕಾರ ಅಂತ ಹೇಳಿ ಕೊಂಡಾಡ್ತಾರೆ. ಕೊನೆಗೆ ಹೇಳ್ತಾರೆ, ದೇವರು ಯೋಚನೆ ಮಾಡೋಕ್ಕೋಸ್ಕರ ಬುದ್ಧಿ ಯಾವ ಪ್ರಾಣಿಗೂ ಕೊಟ್ಟಿಲ್ಲ, ಕೊಟ್ಟಿರೋದು ಯಾರಿಗೆ? ಮನುಷ್ಯನಿಗೆ ಮಾತ್ರ. ದೇವರು ಸೃಷ್ಟಿ ಮಾಡಿದಂತೆ, ಮೊದಲು ಜಲಚರ ಮಾಡಿದ, ಆಮೇಲೆ ಭೂಚರ ಮಾಡಿದ, ಆಮೇಲೆ ಉಭಯಚರವನ್ನು ಮಾಡಿದ, ಏನೇನೋ ಮಾಡಿದ, ದೇವರ ಸಮಾಧಾನ ಆಗಲಿಲ್ವಂತೆ. ಈಗ ಎಲ್ಲ ಪ್ರಾಣಿಗಳು ಏನು ಮಾಡಿದವು? ಹುಟ್ಟೋದು, ಬೆಳೆಯೋದು, ಸಾಯೋದು ಅಷ್ಟೇನೆ. ಕೊನೆ ಮನುಷ್ಯ ಧರ್ಮವನ್ನು ಕೊಟ್ಟನಂತೆ. ಆಗ ಮನುಷ್ಯ ಯೋಚನೆ ಮಾಡಿದಂತೆ, ನಾನು ಯಾರು, ಎಲ್ಲಿಂದ ಬಂದೆ, ಎಲ್ಲಿಗೆ ಹೋಗಿ, ಯೋಚನೆ ಮಾಡಿದ್ದೆ. ದೇವರು ಏನು ಮಾಡಿದಂತೆ? ಸದ್ಯ ಇವನನ್ನು ಉದ್ಧಾರ ಆಗ್ತಾನೆ ಅಂತ ಹೇಳಿ ಸಂತೋಷಪಟ್ಟು ಬಿಟ್ಟೆ. ಸೊ ನಾನು ಯೋಚನೆ ಮಾಡೋ ಶಕ್ತಿ ಇರೋದು ಯಾರಿಗೆ? ಮನುಷ್ಯ ಪ್ರಾಣಿಗೆ ಮಾತ್ರ. ಅಂತ ಮನುಷ್ಯ ದೇಹ ಬಂದಾಗ ನಾವೇನು ಮಾಡಬಾರದು? ದುರುಪಯೋಗ ಮಾಡ್ಕೊಳ್ಬಾರ್ದು, ಕಳ್ಕೊಳ್ಬಾರ್ದು ಅಂತ ಹೇಳ್ತಾರೆ. ಲಬ್ಧ್ವಾ ಸುದುರ್ಲಭಮಿದಂ ಬಹು ಸಂಭವಂತೆ ಮಾನುಷ್ಯಂ ಅರ್ಥದ ಪರಿತ್ಯಮಪೀಹ ಧೀರ ತೂರ್ಣಮ್ಯತೇ ತನ ಪತೇ ತನು ಮೃತ್ಯು ಯಾವತ್ ನಿಶ್ರೇಯಸಾಯ ವಿಷಯ ಖಲು ಸರ್ವತ ಸ್ಯಾತ್. ಆದ್ದರಿಂದ ಬಹು ಸಂಭವಂತೆ ಲಬ್ಧ್ವಾ, ಎಷ್ಟೋ ಜನ್ಮಗಳಾದ್ಮೇಲೆ ನಮಗೆ ಈ ದೇಹ ಬಂದಿದೆ. ಈ ದೇಹ ಸಿಗೋದು ಸುಲಭ ಅಲ್ಲ, ಇದು ತುಂಬ ಕಷ್ಟ. ಅದರಲ್ಲೂ ಕೂಡ ಎಲ್ಲ ಇಂದ್ರಿಯಗಳಿರೋದು, ಮನಸ್ಸು ಸರಿ ಇರೋದು, ಮತ್ತು ಸುತ್ತಮುತ್ತ ವಾತಾವರಣ ಸರಿ ಇರೋದು, ಸಿಗೋದು ಭಾರಿ ಕಷ್ಟ. ಇಂಥ ಅವಕಾಶ ಬಂದಾಗ ತೂರ್ಣಮ್ಯತೆಯಿಂದ ಮೋಕ್ಷಕ್ಕೆ ಭಾರಿ ಪ್ರಯತ್ನ ಪಡಬೇಕು, ತಡ ಮಾಡಬಾರ್ದಿನ್ನ, ತುಂಬ ಚೆನ್ನಾಗಿ ಪ್ರಯತ್ನ ಪಡಬೇಕು. ಅಲ್ಲ ಸ್ವಾಮಿ, ಲೌಕಿಕ ಎಂಜಾಯ್ಮೆಂಟ್ ಯಾವಾಗ ಮಾಡೋದು ಅಂತ ಕೇಳಿದರೆ, ಅದು ಯಾವಾಗಲೇ ಮಾಡಬೋದಬೇಕಾದ್ರೆ ನೀವು ಸಿನಿಮಾಕ್ಕೆ ಯಾವಾಗ ಬೇಕಾದ್ರೆ ಹೋಗ್ಬೋದು, ಪರೀಕ್ಷೆ ಯಾವಾಗ ಬೇಕಾದ್ರೆ ಬರೋದಿಲ್ಲ. ಗೊತ್ತಾಯ್ತಾ? ಡೈಲಿ ಸಿನಿಮಾ 24 ಗಂಟೆ, ಈಗೊಂದು 100 ಚಾನಲ್ಸ್ 24 ತಾಸು ಹಾಕಿರ್ತಾರೆ. ಪರೀಕ್ಷೆ ಯಾವಾಗಲೂ ಬರುತ್ತೆ ನಿಮಗೀಗ, ಪರೀಕ್ಷೆ ಯಾವಾಗ ಹೋಗಬೇಕು ಅವ್ರು ಮಾಡಿದಾಗ ಅಷ್ಟೇ ಹೋಗಬೇಕು, ಇವು ಯಾವಾಗ ಬೇಕಾದ್ರೂ ಇರು. ಸೊ ಮೋಕ್ಷ ಸಾಧನೆ ಯಾವಾಗ ಮಾಡಬೇಕು ನಾವೀಗ? ಯಾವಾಗಲೂ ಮಾಡ್ತಿರ್ಬೇಕು. ಸುಖ ಅನುಭವಕ್ಕೋಸ್ಕರ ಕಾಯಬಾರ್ದು ನಾವು. ಎಲ್ಲಿ ಹೋದರೂ ಸುಖ ಅಂಬೋದು ಇದ್ದೇ ಇರುತ್ತೆ, ಅದು ದೊಡ್ಡದಲ್ಲ. ಮೋಕ್ಷ ಸುಖ ಮಾತ್ರ ಸುಖ. ಆದ್ದರಿಂದ ಎಂದು ನಾವು ಬೇರೆ ಕಡೆ ಗಮನ ಕೊಡದೇನೆ ಶಾಸ್ತ್ರದ ಕಡೆ ಗಮನ ಕೊಟ್ಟು ಜ್ಞಾನ ಸಂಪಾದನೆ ಮಾಡಬೇಕು ಅಂತ ಹೇಳಿ ಅವಧೂತರು ಹೇಳಿದ್ರಂತೆ. ಅದನ್ನೆಲ್ಲ ಕೇಳಿಸ್ಕೊತಾರೆ ಪುಣ್ಯಾತ್ಮ ಯದುರಾಜ. ಯದುರಾಜ ಯಾರು ಗೊತ್ತೇನೆ? ಯ ಉದ್ಧವ ನಮ್ಮ ವಂಶಕ್ಕೆ ಹಿರಿಯ ಆತ, ಆತ ಕೇಳಿದ ಕತೆ ಹೇಳಿದ್ದೇನೆ ನೋಡಿ ನಿನಗೆ ಅಂತ ಕೃಷ್ಣ ಹೇಳ್ತಾನೆ. ಇದು ಅವಧೂತ ಗೀತೆಯ ಸಾರಾಂಶ. ಇದು ಅರ್ಥ ಮಾಡಿಕೊಂಡ್ಮೇಲೆ 24 ಗುರುಗಳ ಕಥೆ ಆಗೋದಿಲ್ಲ. ಇದು ಎಲ್ಲರೂ ಗುರುಗಳಾಗ್ತಕ್ಕಂಥ ಕಥೆ ಆಗಿಬಿಡುತ್ತೆ. ಎಲ್ಲರೂ ಗುರುಗಳಾಗಿಬಿಡ್ತಾರೆ. ಭದ್ರಾಚಾರ ಗುರುಗಳು ಒಬ್ಬದು ಕಷ್ಟ ಅಂತ ಸ್ಥಿತಿಯನ್ನು ನಾವಿದ್ದೇವೆ. ಆತ ಹುಡುಗನ ಗುರು ಅಂತಾನೆ, ಮೀನಿನ ಗುರು ಅಂತಾನೆ, ಪತಂಗನ ಗುರು ಅಂತಾನೆ, ಆನೆಯನ ಗುರು ಅಂತಾನೆ, ಜಿಗ್ಗೆಯನ ಗುರು ಅಂತಾನೆ, ವೇಷ್ಯನ ಗುರು ಅಂತಾನೆ. ಪಾಪ ಇವತ್ತು ಟೀಕಾಚಾರ ಗುರುಗಳು ಅಂತ ಹೇಳೋದು ಎಷ್ಟು ಜನ ಸಿಗ್ತಾರೆ ನಿಮಗೆ, ರಾಯರ ಗುರುಗಳು ಎಷ್ಟು ಜನ ಗೊತ್ತು ನಮಗೆ. ಇದು ಅರ್ಥ ಮಾಡಿಕೊಂಡ್ರೆ ಒಂದು ವಿಷಯ ನೋಡಿ ಕಲಿತರೆ ಗುರುಗಳಾಗಬೇಕಾದ್ರೆ ಹೇಳಿಕೊಟ್ಟು ಕಲಿಸೋರು ಎಂಥ ಗುರುಗಳಾಗ್ತಾರಾಗ? ಸರುಮೂಲ ಬರೆದವ್ರು ಎಂಥ ಗುರುಗಳಾಗ್ತಾರೆ? ಟೀಕಾ ಬರೆದ ಜೈತೀರ್ಥರು ಎಂಥ ಗುರುಗಳಾಗ್ತಾರೆ? ಇವತ್ತು ರಾಯರು, ವ್ಯಾಸರಾದರು, ವಾದಿರಾದರು ಎಂಥ ಗುರುಗಳಾಗ್ತಾರೆ ಲೆಕ್ಕ ಮಾಡಬೇಕು. ಪುರಂದರದಾಸರು ಅಂತ ಎಂಥ ಗುರುಗಳು? ಈ ಥರ ಯೋಚನೆ ಮಾಡಿ ನಾವು ಗುರುಗಳಿಂದ ಜ್ಞಾನ ಪಡಿಬೇಕು. ಜ್ಞಾನ ಅಂದರೆ ಅದು ಇದು ಜ್ಞಾನ ಅಂತ ಹೇಳೋದಿಲ್ಲ. ಟೆಕ್ಸ್ಟ್ ಬುಕ್ ಓದಿದ್ರೆ ಜ್ಞಾನ ಅಂತಾರೆ, ಜನರಲ್ ನಾಲೆಜ್ನ ಜ್ಞಾನ ಅಂತ ಕರೆಯೋದಿಲ್ಲ. ಟೆಕ್ಸ್ಟ್ ಬುಕ್ ಓದಿದ್ರೆ ಮಾತ್ರ ಹೇಗೆ ಪಾಸ್ ಆಗ್ತಾನೋ, ಬ್ರಹ್ಮಜ್ಞಾನ ಒಂದೇ ಜ್ಞಾನ. ಉಳಿದ ಜ್ಞಾನಗಳೆಲ್ಲ ಏನವು? ಸಂಸಾರಕ್ಕೆ ಉಪಯೋಗ ಬರುತ್ತೆ ಹೊರತು ಮೋಕ್ಷಕ್ಕೆ ಉಪಯೋಗ ಬರೋದಿಲ್ಲ. ಆದ್ದರಿಂದ ಯಾವಾಗಲೂ ಬ್ರಹ್ಮಜ್ಞಾನಕ್ಕೆ ಪ್ರಯತ್ನ ಪಡಬೇಕು ಅನ್ನೋ ಸಂದೇಶವನ್ನು ಭಗವಂತ 24 ಕಥೆಗಳ ಮೂಲಕ ಕೊಡ್ತಾನೆ. ಅದೆಲ್ಲ ಸೀರಿಯಸ್ ಆಗಿ ಯೋಚನೆ ಮಾಡಿ ಮಾಡಿ ತಿಳ್ಕೊಂಡು ಮನಸ್ಸಿಗೆ ಕನ್ವಿನ್ಸ್ ಮಾಡ್ಕೋಬೇಕು. ಕೇಳೋದೆಲ್ಲ ಒಂದು ಭಾಗ. ಮಧುಕರದ ಕಥೆ ಹೇಳಿದ್ರು, ಹೌದಾ ಹಾಗಾಗತ್ತಾ? ಯೋಚನೆ ಮಾಡಬೇಕು. ಆ ಹುಡುಗಿ ಕಥೆ ಹೇಳಿದರು, ಹೌದಾ ಹಾಗಾಗತ್ತಾ? ಸರಿ, ಅಪ್ಲೈ ಮಾಡ್ಕೋಬೇಕು. ನಿತ್ಯ ಜೀವನಕ್ಕೆ ಉಪಯೋಗ ಮಾಡ್ತಾ ಹೋದ್ರೆ ಏನಾಗುತ್ತಾಗ ನಮಗೆ ವಿಕಾಸವಾಗುತ್ತೆ. ಯಾವಾಗಲೂ ಪುಸ್ತಕ ಇಟ್ಕೊಂಡ್ರೆ ಜ್ಞಾನ ಎಂಬ ಕಾನ್ಸೆಪ್ಟ್ ಹೋಗಿಬಿಟ್ಟು 24 ತಾಸು ಕೂಡ ವಿಶೇಷ ರೀತಿಯಲ್ಲಿ ಅಭ್ಯಾಸ ಮಾಡಕ್ಕೆ ಬರುತ್ತೆ. ನಮ್ಮದೇ ಒಂದು ಜ್ಞಾನ ತಿಳ್ಕೊಳ್ಳಿ. ಇವತ್ತಿನ ಟ್ರೆಂಡ್ ಏನು ಗೊತ್ತಾ? ಅಪ್ಪ ಅಮ್ಮನ ದೂರ ಮಾಡಿಬಿಡೋ ಹುಡುಗರು, ಅಪ್ಪ ಅಮ್ಮನ ದೂರ ಮಾಡಿದ್ರು ಬಿಡ್ತಾರೆ, ಖುಷಿ ಪಡ್ತಾರೆ. ಒಂದು ಪಾಠ ಕಲ್ತ್ಕೋಬೇಕು. ನಾವೇನು ಮಾಡಿದ್ವಿ? ಈಗ ನಮ್ಮ ಅಪ್ಪನ ದೂರ ಮಾಡಿದ್ವಿ, ನಾಳೆ ನಮ್ಮ ಮಕ್ಕಳು ಏನು ಮಾಡ್ತಾರೆ? ನಮ್ಮನ್ನು ಹಾಗೆ ಮಾಡ್ತಾರೆ, ತಕ್ಷಣ ಗಾಬರಿ ಆಗುತ್ತೆ, ಸರಿಯಾಗಿ ನೋಡೋ ಶುರು ಮಾಡ್ತಾನೆ. ಹೋಗ್ತಾನೆ. ನಾವೇನು ಮಾಡಿರ್ತೇವೋ ನಮ್ಮಿಂದ ನಾವೇ ಕಲಿಬೇಕಾದ ಪಾಠ ಇದು, ನಮ್ಮಿಂದ ನಾವೇ ಕಲಿಬೇಕಾದ ಪಾಠ. ನಾವು ಯಾರನ್ನು ದೂರ ಮಾಡ್ತೇವೋ ನಾಳೆ ನಮ್ಮವರು ಕೂಡ ನಮ್ಮನ್ನು ಏನು ಮಾಡ್ತಾರೆ? ಈಗ ಅವರು ದೂರ ಮಾಡೇ ಮಾಡ್ತಾರೆ. ಇಷ್ಟು ಕಾಮನ್ ಸೆನ್ಸ್ ಇದ್ರೂ ಕೂಡ ಏನಾಗುತ್ತೆ? ಮನುಷ್ಯ ಚೇಂಜ್ ಆಗಿಬಿಡ್ತಾರೆ. ಇವತ್ತು ಕಾಮನ್ ಸೆನ್ಸ್ ಇಲ್ಲ. ಇವತ್ತು ಇವತ್ತು ಅಪ್ಪ ಅಮ್ಮನ ಬಿಟ್ಟ ವೆರಿ ಗ್ರೇಟ್, ಅವ್ರು ರಿಯಲಿ ಜ್ಞಾನಿ ಅಂತ ತಿಳ್ಕೊಂಡ್ಬಿಡ್ತಾರೆ ಜನಗಳು. ಅಪ್ಪ ಅಮ್ಮ ಜೊತೆಗಿಲ್ವಾ, ಬಿಟ್ಟು ಬಂದಿದೆಯಾ? ವೆರಿ ಗುಡ್, ವೆರಿ ಗುಡ್ ಅಂದ್ಬಿಡ್ತಾರೆ ಇಮಿಡಿಯೇಟ್. ಅವ್ರಿಗೆ ಎಷ್ಟು ಆನಂದ ಆಗುತ್ತೆ ಲೆಕ್ಕನೇ ಇಲ್ಲ. ಅವರಿಗೆ ಚೀಪ್ ಆಪಿ ಅಂದ್ರೆ ಎಷ್ಟು ಜನ ಸಿಗ್ತಾರೆ ನಿಮಗೆ? ತಂದೆ ಏನು ಬಿಟ್ಟು ಬಂದಿ, ಬುದ್ಧಿ ಬರೋದ್ರೆ ಬುದ್ಧಿ ಇಲ್ವಂದ್ರಿ ಅಂತ ಬಯ್ಯೋರು ಸಿಗ್ತಾರೆ ನಿಮಗೆ? ಸಿಗೋದೇ ಇಲ್ಲ. ಹೊಗಳರು ಸಿಗ್ತಾರೆ, ಅದಾಗಬಾರ್ದು. ನಾಳೆ ನೀವು ಅದೇ ಸ್ಥಿತಿಗೆ ಹೋಗ್ತೀರಿ ಅಂತ ಅರ್ಥ ಮಾಡ್ಕೊಂಡ್ಬಿಟ್ರೆ ನಮ್ಮ ಜೀವನದಲ್ಲಿ ಏನಾಗೋದಿಲ್ಲ, ಎಂದು ಕೆಡಕಾಗೋದೇ ಇಲ್ಲ, ಒಳ್ಳೆ ಜೀವನ ಬದುಕಲಿಕ್ಕೆ ಬರುತ್ತಾದ್ದರಿಂದ ಭಾಳ ಎಚ್ಚರಿಕೆಯಿಂದ ನಾವು 24 ಕಥೆಗಳನ್ನು ಕೇಳಿಕೊಂಡು ಮನನ ಮಾಡಿಕೊಂಡು ನಮ್ಮ ಜ್ಞಾನ ಪ್ರಪಂಚವನ್ನು ತುಂಬ ವಿಸ್ತಾರ ಮಾಡ್ಕೋಬೇಕು. ಅದಕ್ಕೋಸ್ಕರ ಕಥೆಗಳು ಭಾಳ ಸಾರ್ಥಕವಾದ ಕಥೆಗಳು ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಪಾಠ ಮುಗಿತಾ ಇದೆ. ರಿಲೆವೆಂಟ್ ಆಗಿರೋ ಪ್ರಶ್ನೆ ಕೇಳ್ಬೋದು, ಸ್ವಲ್ಪ ಟೈಮ್ ಇದೆ, ಸಂಬಂಧಪಟ್ಟ ಪ್ರಶ್ನೆಗಳನ್ನು ಕೇಳ್ಬೋದು.